நாராயணம் துணை சர்வேந்திரம் ஹேயம் கம்யம் குரு அப்பா ஸ்ரீமராச்சாரியரும் ஸ்ரீ வேதகாசதேவரும் ரச்சவாதத்தான பிரம்மபுத்திரகள மீது ஒரு நாலு கிரந்தங்களும் பிரம்மபுத்திர பாஷ்ய பிரம்மபுத்திர அனுகாட்சியான பிரம்மபுத்திர அனுகாட்சிய பிரம்மபுத்திர நியாய நாலு கிரந்தங்கள் வாழ்ந்தாரு. அதற்கு பிரதி சூத்திர சுத்தா அர்த்தவர்கள் பிரம்மபுத்திர பாஷ்ய பிரம்மபுத்திரகளிலேயே பிரம்மவிமாந்தா சாஸ்திரம் பிரம்மவிமாந்தா மீமாந்தர்கள் உருவினார். மீமாந்தா விவிதாபுத்தா பிராமி தெய்வீக பாகினி இது பிரகாசிகாயம் ஆச்சாரியரும் கீதா சாஸ்திரி வட்டம் தேக்கப்பட்ட மீமாந்தா உருவினார். பிரம்மவிமாந்தா தெய்வீ மீமாந்தா மற்றும் கரண மீமாந்தா என்று உருவினார். பிரம்மமீமாந்தா தெய்வீ மீமாந்தா என்பது தேச குறைகளில் எதிர்காலத்தில் பிரச்சனை மாடித்தக்கின்ற அபூர்வாத மீமாந்தா அவர் ஆத்தியந்த கடன் மாந்தா எதிர்காலத்தையே இடது பார்க்கணும்னா தேச குறைகளில் பிரச்சனை மாட்டிருக்கிறோம்னா மகாபாரத சாஸ்திரங்கள் இந்த அத்தனை மனைவி அது அனுகாட்சியாளர்களுக்கு வாசனை அகாபு தெய்வீ மீமாந்தா ரொம்ப சுற்றா கவித்துராகி கம்பிரமே சாட்சே கம்பிரமே சாட்சே ಅಂತಕ್ಕಂಥ ಈ ಸೂತ್ರಗಳನ್ನು ಮಾತ್ರ ದೇವರು ತಾವು ರಚನೆ ಮಾಡಿ ಉಳಿದೆಲ್ಲ ಭಾಗವನ್ನು ಕೂಡ ಶೇಷ ಮತ್ತು ಕೈಲ ಅಂತಕ್ಕಂಥದ್ದು ರಚನೆ ಮಾಡ್ತೇವೆ. ಇನ್ನು ಕರ್ಮದ ಮಾತು ಅಂದರೆ ಅಬೋಧ ಅಥಾಭೋ ಬ್ರಹ್ಮವಿಜ್ಞಾನ ಅಂತ ಹೇಳಿ ತಿಳಿದಿರ್ತಕ್ಕಂಥ ಕರ್ಮವಿಜ್ಞಾನ ಅದನ್ನು ರಚಿಸಿದ್ದು ಜೈಮಿನಿ ಮುನಿ. ಅದಕ್ಕೆ ಜೈಮಿನಿ ಮೀಮಾಂಸ ಅಂದರೆ ಕರ್ಮವಿಮಾಂಸ ಅಂದರೆ ಧರ್ಮವಿಮಾಂಸ ಅಂದರು. ಹೀಗೆ ಮೂರು ವಿಧವಾದಂತಹ ಮೀಮಾಂಸಾ ಶಾಸ್ತ್ರಗಳಲ್ಲಿ ಬ್ರಹ್ಮನಿರ್ಮಾಂಸಾ ಶಾಸ್ತ್ರ ಅಂದರೆ ಇದೇ ಬ್ರಹ್ಮನಿರ್ಮಾಂಸಾ. ಇದರ ವೈಶಿಷ್ಟ್ಯ ಕಡೆ ಹೇಳಿದಂತೆ ಶಿಷ್ಯರುಗಳಿಂದ ಬರ್ತಿದ್ದು ಅವರು ತಾವೇ ಬರೆದಿದ್ದು ಅವ್ರ ಮೇಲೆ ತಾವೇ ಬರೆದಿದ್ದು ಶಿಷ್ಯರುಗಳಿಂದ ಬರ್ತಿದ್ದು ತಾವೇ ಬರೆದ ಬ್ರಹ್ಮಪುತ್ರ 564 ತಾವೇ ಬರೆದಿದ್ದಾರೆ. ಆದ್ದರಿಂದ ಬ್ರಹ್ಮನಿರ್ಮಾಂಸಾ ಶಾಸ್ತ್ರ ವಿಶೇಷವಾದ ಮಹತ್ವ ಏನು ಸಿದ್ಧಾಂತ. ಇದರ ಅರ್ಥ ಏನು? ಬ್ರಹ್ಮ ಸೂಚ್ಯತೆ ಎನ್ನೇನೇ ಬ್ರಹ್ಮಪುತ್ರ ಬ್ರಹ್ಮಾಂಡ ಪರಮಾತ್ಮನನ್ನ ತಿಳಿಸ್ಕೋತಕ್ಕಂಥ ಸೂತ್ರಗಳು. ಅದಕ್ಕೆ ಬ್ರಹ್ಮಸೂತ್ರಗಳು ದೇವರ ಬಗ್ಗೆ, ದೇವರ ಆರಾಧನೆಯ ಬಗ್ಗೆ, ದೇವರಲ್ಲಿರ್ತಕ್ಕಂಥ ಫಲದ ಬಗ್ಗೆ ಎಲ್ಲ ವಿಧವಾದ ಮಾಹಿತಿಗಳನ್ನು ಕೊಡ್ತಕ್ಕಂಥ ಸೂತ್ರವಾಗಿದೆ. ಇದಕ್ಕೆ ಬ್ರಹ್ಮಸೂತ್ರ ಬ್ರಹ್ಮಸೂತ್ರ ಅಂತ ಅದಕ್ಕೆ ಇನ್ನೊಂದು ಅರ್ಥ. ಬ್ರಹ್ಮ ಅಂದರೆ ವೇದ ಮೃಗಾ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಸು ಅಂತೇಳಿ ಮೃಗಧಾತುವಿನಿಂದ ಈ ಬ್ರಹ್ಮ ಅನ್ನೋ ಪದ ಬಂದಿದೆ. ಅದಕ್ಕೆ ಜಾತಿ ಜೀವ ಕಮಲಾಸನ ಶಬ್ದರಾಶಿಯ ವೇದಗಳು ಬ್ರಾಹ್ಮಣ ಅಂತಕ್ಕಂಥ ಜಾತಿ ಅರ್ಥ ಹೇಗೆಲ್ಲ ಇದೆ. ಅದರಲ್ಲಿ ಬ್ರಹ್ಮ ಅಂದರೆ ವೇದ ಅಂತ ಬಂದ ಬ್ರಹ್ಮಸೂತ್ರ ಅಂದರೆ ಬ್ರಹ್ಮ ಅಂದರೆ ವೇದ ಅರ್ಥ ನಿರ್ಣಾಯಕ ಸೂತ್ರಗಳು ಅಂತ ವೇದಾರ್ಥ ನಿರ್ಣಾಯಕ ಸೂತ್ರಗಳು. ದೈವೀಮೀಮಾಂಸಾ ಶಾಸ್ತ್ರದಲ್ಲಿ ಈ ದೇವತೆಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡೋದ್ರಿಂದ ದೈವೀಮೀಮಾಂಸಾ ಅಂತ ಈ ಕರ್ಮಮೀಮಾಂಸದಲ್ಲಿ ಆಚರಣೆ ಬಗ್ಗೆ ಕರ್ಮಾಚರಣೆಯ ಬಗ್ಗೆ ಎಲ್ಲ ವಿಧವಾದ ಮಾಹಿತಿ ಕೊಡೋದ್ರಿಂದ ಅದಕ್ಕೆ ಕರ್ಮಮೀಮಾಂಸ ಅಂತಾರೆ. ಇದು ದೇವರ ಬಗ್ಗೆ ಇರತಕ್ಕಂಥ ಗ್ರಂಥವಾದರೆ ಬ್ರಹ್ಮಮೀಮಾಂಸ ಅಂತಾರೆ. ಹೀಗೆ ಬ್ರಹ್ಮಸೂತ್ರಕ್ಕೆ ಅನೇಕ ವಿಧವಾದ ವಿಶಿಷ್ಟವಾದ ಮಹತ್ವ ಇದೆ. ಇದು 500 ಹೇಳಿದ 4 ಸಮನ್ವಯಾಧ್ಯಾಯ ಅವಿರೋಧಾಧ್ಯಾಯ ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ ಅಂತ ಹೇಳಿ 4 ಗ್ರಂಥ ಇದೆ. ಒಂದು ಅಧ್ಯಾಯದಲ್ಲಿ ಕೂಡ 4 ಪಾದಗಳು 4 ಒಂದೊಂದರಲ್ಲಿ ಒಟ್ಟು 16 ಪಾದಗಳಾಗಿ 16 ಪಾದಗಳು 564 ಸೂತ್ರಗಳು 4 ಅಧ್ಯಾಯಗಳು 222 ಅಧಿಕರಣಗಳು 222 ಅಧಿಕರಣಗಳು. ಹೀಗೆ ಬ್ರಹ್ಮಮಾಂಸಾಶಾಸ್ತ್ರದ ಸ್ಥೂಲವನಿದೆ. ಅದರಲ್ಲಿ ಮೊದಲ ಅಧ್ಯಾಯಕ್ಕೆ ಸಮನ್ವಯ ಅಧ್ಯಾಯ ಯಾತಕ್ಕೆ ಅಂದರೆ ಎಲ್ಲ ಶಬ್ದಗಳನ್ನು ಸಹ ಪರಮಾತ್ಮನ ಹಿರಿಮೆಯನ್ನು ಹೇಳ್ತಕ್ಕಂತಹ ಗುಣ ಸಮನ್ವಯವನ್ನು ಮಾಡೋದ್ರಿಂದ ಸಮನ್ವಯ ಅಧ್ಯಾಯ ಸಮನ್ವಯ ಸಮ್ಯಕ್ಕನ್ವಯ ಸಮನ್ವಯ ತತ್ವ ಸಮನ್ವಯ ಅಂತ ಸೂತ್ರನೇ ಎಲ್ಲ ಶಬ್ದಗಳನ್ನು ಕೂಡ ಅದು ವೈದಿಕ ಶಬ್ದನೇ ಇರುವುದು ವೈದಿಕ ಶಬ್ದನೇ ಇರುವುದು ಯಾವುದೇ ಅರ್ಥ ಇರತಕ್ಕಂಥ ಶಬ್ದ ಇರುವುದು ಅದಕ್ಕೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅರ್ಥ பரமாத்மனே அந்த திருத்தக்கத்த அத்தியாயம் முதலே அத்தியாயம் சமன்வய அத்தியாயம் அதிலிருந்து முதல சுற்றைக்கு ஓப்போம் பார்த்தாப்போம் பிரம்மஜிஜா பார்ப்போம் இது முதல சுற்றை இது பிரம்மசுத்திரங்கள பாராண்டு வந்தே மதுர சுத்திராண்டு வந்தே உங்களுக்கு ஏகசூத்திரத சமஸ்த பிரம்மமானதாக கழிக்கும் ஓம் அசாசோ பிரம்மஜிஜாசாவோ ஆச்சாரிய மங்களவன் மாட்டேன் அதில் ரச்சனை மாடி மதுரை காட்சி வந்து மகாமதுரை ஒன்றாக வெளியாக அப்படி மாட்டி குரு சூத்திர பாஷ்யம் அவிலம்பிதம் கடைகை வேக ஓடி பிரம்மசுத்திரங்களுக்கு பாஷ்யம் வரைகிட்ட கிடைக்கும் அதிர்வு மதுரை வந்தவரே சத்தியத்திர கேள்வி சத்தியத்திர பாஷ்ய மாணிக்கம் அந்த பாஷ்யம் கூட அவைக்கூட கிரை பண்ண கம்போசர் பேர் கிரை டைப்பித்தந்தி வந்த ஹெடித்தன பரிவர் சத்தியத்திரு லேகன மாடிக்கிறது ஆச்சாரியரு உக்த லேகன கேட்டு ஈக ரச்சிதவாத அந்த மதுரை பரில அந்த நாராயண தேவரித்தார் அதுக்கு நாராயணம் குணை கருவே உதயம் தோஷபர்ஜிதம் நேயம் கம்யம் குருச்சாமினா சுப்பிராஸ்த உச்சதை நாராயண தேவர சன்னிதானத்தில் படித்திருக்கிறத கிரந்த அந்த சூச்சனை மாட்டிருக்கேனே நாராயண சோத்திரம் மாடியை பிராரம்பம் மாட்டாய் அப்போ இன்னும் திருஷ்டியில்தான் நாராயண சப்தான விசித்திரவாத சப்த விசித்திரவாத சப்தம் ஆச்சாரியரு விஷ்ணு சாஸ்திர நாமத ஒந்தொந்து நாமங்களும் சக அதி கடமை என்ற நூறத்தகவல் கையை பிரித்த பிரசங்கவன சுமத்து விஜயத்தில் கஷ்டவாகி கேட்டிருக்கோம் விஸ்வசப்தத அர்த்தவன் கேட்டு ஆச்சாரியரோ அந்தேயை கைத்து நிறுத்தி செய்கிறத சமயங்கிறத கடனை கிடைத்தார் விஷ்ணு சாஸ்திராவது ஒந்தொந்து நாமத்துக்கும் கூட நூறத்தகவல் அதி கடமை மேக்சிமம் மினிமம் நூறு நூறத்தான் விஸ்வசாஸ்திராவது நாராயண சத்துவது ஜென்மது நாராயணோ நரகா இப்போ நாராயண சத்துவத்துக்கு ஒரே கஷ்டம் இதிலிருந்து எதிர்காலம் மருந்து கொடுத்து நாலு கஷ்டங்கள் தான் சொல்லுவார் அது சமாஜவாத அத்தையம் இருக்கு நாராயணம் குணைகி தருவைகி உயிரினம் தூஷபர்ஜிதம் நேயம் கண்யம் குருஞ்ச அப்படி தத்வா சூத்ராஸ்தா உச்சதி முக்கியமாக நாராயணம் நத்வா சூத்ராஸ்தா உச்சதி நாராயணம் நத்வா நாராயணத்தை நமஸ்காரம் சூத்ராஸ்தா சூத்ராஸ்திரம் தெரிஞ்சுத்தேவே சூத்ராஸ்திரம் நம்ம சூத்ராஸ்திரம் அது முன் விஸ்வாரமாக இருந்தார் நாராயணனை நமஸ்காரம் பண்ணேன் நாராயண யாரோ கரைகிட்டார் என்ற பிரச்சனை நாராயணன் குணைத்தருவை உதீர்ணம் குணைத்தருவை உதீர்ணம் நாராயணன் மற்றம் உதீர்ணாத்திர பூர்ணாஸ்திரம் குணைத்தருவை உதிரிலாத்திர குணைத்தருவை பூர்ணாஸ்திரம் சக்கர குணங்கள் என்ற புள்ளனாகும் சக பரிபூர்ணனாகும் சக அவத்தோ அனந்தாந்த கல்யாண குணகண பரிபூர்ணனாகும் சக ஸ்ரீ நாராயண நமஸ்கரிக்கு இது ஒன்று இன்னொன்று தோஷவர்த்திதன் தேவர மக்கொண்டு வசித்தார் தோஷவர்த்தோட்டைக்கு வசித்தா தோஷவர்த்திதா எல்லா தோஷங்களிலும் கூட விழுப்பட்டோம் தோஷேபியாக வச்சு சகல தோஷங்களில் தூராகும் அசேஷ தோஷ தூரா தேவரன் அர்த்தமாக சொல்லுங்கள் எனக்கு குணப்பூர்ணா தோஷ தூரா எட்டு குணங்களிலும் பூர்ணா அந்த குணை தரவே உயிரணும் எல்லா குணங்களிலும் பூர்ணம் எட்டு தோஷங்களிலிருந்து தூரா அந்த சகல தோஷ தூரம் அசேஷ தோஷ தூராய குணபூர்ணாய மேலவே இந்த அசேஷ தோஷங்கள் சகல தோஷங்களிலும் தூரணும் தோஷபர்ஜிதம் குணை பூர்ணம் தோஷபர்ஜிதம் சரியல்லாது அவர் மூணே தலைக்கு நேயம் செய்யப்படத்தக்கந்த ஒரு நோம் அந்த சுபி நோம் யாவதில்ல அந்தரே வேதகளில் நேயனாம் வேதகளில் நேயனாம் அவனை கம்யம் கொந்தல் படத்தக்கந்த ஒன்று ரீச்சபல் அந்த பரமாத்மன் முட்டைக்கு தான் தேய ஹஸ்தவர்களுக்கு தான் தேய் ஈக குணைத்தருவே உயிரினம் தூட்டபர்ஜிதம் நேயம் கம்யம் நாலு கட்சிக்கு கட்டிவிட்டு தேவந்த பரிச்சயம் நாலு கட்சிக்கு யாரும் கட்டிட்டு நாலு அத்தியாயம் நாலு கட்சிகள் நாலு அத்தியாயம் எடுத்தார் குழை கூடு நாராயணம் குணைத்தருவே உயிரினம் சமன்வய அத்தியாயம் தூஷபர்ஜிதம் எரணே அத்தியாயம் தூட்ட அவிரோத அத்தியாயம் மூணேதாகி தேயம் சாதனாச்சாயிரம் கம்யம் கலாச்சாயிரம் ஹீக நாலுக்கு அச்சாயிரம் அர்த்தவன் கூடனும் நாலுக்கு அத்தியங்களை நத்வா நமஸ்காரம் மாடி அச்சே குருவித்யா குருகளும் நமஸ்காரம் மாடி சூத்ராஸ்தா உச்சை சூத்ராஸ்தவன் எடுத்தேன் நாராயணம் நத்வா தேவம் நத்வம் குரு நத்வம் தேவத்திகளுக்கும் நமஸ்காரம் தேவர்களுக்கும் நமஸ்காரம் பண்ணிருக்கோம் குருகளுக்கும் நமஸ்காரம் பண்ணிருக்கோம் இது சாப்பிட விசேஷம் ஸ்ரீ குரு தேவ நமஹ ஹரி ஓம் குருகளுக்கு நமஸ்காரம் ஆகிறவர்கள் எந்த சித்தி குறவில்லாமல் குருகளுக்கு நமஸ்காரம் ஆகிட்டோம் தேவர்களும் நமஸ்காரம் இந்த விஷயத்தாங்க நாராயணா தேவர் அச்ச ఆచార్యుడు గురుగుడు నారాయణే, దేవుడు నారాయణే, గురుగుడు నారాయణే. గురుగుడైన గురుగుడు ఆచార్యుడు గురుగుడు దేవుడు నారాయణ ఆచార్య పౌనస్మాకం ఆచార్యానిక భారతి దేవుడు నారాయణ శ్రీతో దేవి మంగళ దేవత. ఆచార్యుడు మాత్ర గురువు అవుతే దేవుడు అది విజేత. అదే అనురాచార్యులు కనుక గురువు తమకి ఆరోగ్య ఆచార్యంట తమేవ శాస్త్ర ప్రభవం ప్రణమ్య జగద్గురూణా గురుమంజ దైవ విజేతతో మే పరమైక్య విద్య వ్యాఖ్యాంతరూమ్యంబి ఆహామీవ. అదరండి తమేవ శాస్త్ర ప్రభవం ప్రణమ్య జగద్గురుగురు వెళ్ళేదేవు నరవ అదే ఇది ఆచార్యుల విశేష. దేవులన్నే గురువన్నాగి దేవులన్నాగి పాత్ర పట్టగల విచిత్ర అధికార విడిగలి బ్రహ్మవాయుగుల మంత్రాలు విడిగలిగే అత విశేషవాదే అదన వెళ్ళింద తాను యాభై జగదాలు అయి దేవరే గురు దేవరే నారాయణ అని జగదు వాయుదేవుడు బ్రహ్మవాయుడు మాది యాభై ఏళ్ళు సాధ్యం కాదంట తాను వాయుదేవుడు సూచన మాట్లాడ నారాయణం నవ్వ గురువు చాపి నవ్వ సుప్రాష్ట వచ్చింది నారాయణ నమస్కారం మాడి గురువుకి నమస్కారం మాడి సుప్రాష్ట అయిపోయింది. అల్లు సారస్య అంటే నారాయణం సింగులర్, నారాయణం సింగులర్, గురు గురు కదా. నారాయణ వచ్చేసి గురుగలను నమస్కరించి ఇదే అది అనేందుకు ప్రత్యేక మాట్లాడి దేవరంత సింగులర్ అయితే గురుగలను గురులు జాతికి ఎందుకంటే దేవుడు ఒకనే గురువుడు తుంబనే అంత గురువు నమ ప్రతి ఎంఎస్సీ ప్రొఫెసర్ చదివేందుకు ఒళ్ళే కట్టిందని చెప్తాను. ప్రతి మెయిన్ ప్రొఫెసర్ ఉపయోగించేందుకు అష్ట జన ఇస్తారు గురుగుడు ఆచరించ ఈ గురుభ్యో నమ హరికి ఓ ఇది బహళ ముఖ్యం. ఆమె హిందు సమస్య ఆచార్యుడు భాగవత తాత్పర్య తెలియట ఆ అవధూత ఎదుర్దమ్మాలు కొనగె అవధూత ఎదురాజనే కట్ట నాకు ఇదంతిమే బాగో బ్రహ్మం గురవ బుద్ధిపాత్రిక తుంబ గురువుడు అయితారని వెళ్ళి 24 గురువులు తన కట్ట ఆచార్య తాత్పర్య గురువు తెలియట 24 గురువులు బహుగురుడు యాత్ర చేయాలంటే ಒಬ್ಬೊಬ್ಬರುಗಳಿಂದ ಎಂದು ಮೋಕ್ಷ ಹೋಗುತ್ತಾರೆ ಯಾರ ಬರೋದಿಲ್ಲ ಒಬ್ಬೊಬ್ಬರುಗಳಿಂದ ಬರೋದಿಲ್ಲ ಅನೇಕ ಗುರುಗಳಿಂದ ಓದಿ ಓದಿ ಬರಬೇಕಿರುತ್ತೋ ಒಬ್ಬರಿಂದ ಬರೋದಿಲ್ಲ ಸತ್ಯಜ್ಞಾನ ದೇಶರು ಮಣಿಮಂಜರಿ ಅಂತ ಹೇಳಿದ್ರು ಸುಧಾರದಲ್ಲಿ ಸತ್ಯಜ್ಞಾನಕ್ಕೆ ಓದೋರಲ್ಲ ಅವರೆಲ್ಲ ಕೂಡ ಮೊದಲೆಲ್ಲ ಪಕ್ಕದಲ್ಲಿ ಬೇರೆ ಹೇಳ್ಕೊಟ್ಟಿರ್ತಾರೆ ಉದ್ಗ್ರಂಥವನ್ನು ಹೇಳ್ಕೊಡ್ತಾರೆ. ಇದು ಸತ್ಯ ಯಾವುದೇ ವಿದ್ಯಾಭ್ಯಾಸದಲ್ಲೂ ಕೂಡ ABCDಯಿಂದ ಹಿಡಿದು ಮನೆಗಳಿಗೆ ಒಬ್ಬರೇ ಯಾರು ಹೇಳ್ಕೊಡೋದಿಲ್ಲ ಮುಖ್ಯವಾಗಿ ಹೇಳ್ಕೊಡೋದಂತ ಹೇಳ್ತಾರೆ. ಇವರೆಲ್ಲ ಸಾಕಷ್ಟು ಓದಿರ್ತಾರೆ. ಅದಕ್ಕೆ ಗುರುಗಳ ಜೊತೆ ಭೋಜನ ಗುರುಗಳು ಇರಬೇಕು ಪದ್ಧತಿ. ಆದರೆ ಒಬ್ಬರೇ ಗುರುಗಳಿಗೆ ಕೂಡ ನೋಡಿ ಆಗುತ್ತೆ. ಆ ಗುರುಗಳು ಯಾರಾಗಿರ್ಬೇಕು ಅಂದರೆ ವಾಯುದೇವರಾಗಿರ್ಬೇಕು, ಬೇರೆ ಯಾರಿಗೂ ಒಬ್ಬರೇ ಗುರುಗಳಿಂದ ಮೋಕ್ಷ ಹೋಗಬೇಕು ಅಂತಿದ್ರೆ ವಾಯುದೇವರು ಸಾಕ್ಷಾತ್ ಆಗಿರ್ತಿದ್ರೆ ಮಾತ್ರ ಸಾಧ್ಯ. ಅವ್ರು ಯಾರು ಸಿಗ್ತಾರೆ ಗರುಡದೇಶರು ಸರಸ್ವತಿ ಭಾರತದಲ್ಲಿ ಸಿಗ್ತಾರೆ ಗುರುಗಳು ಸಿಗೋದಿಲ್ಲ ಅಂತ ಅವರ ಇದೇ ಕ್ರಮದಲ್ಲೇ ಹೋಗುತ್ತೆ. ನಮಗೆ ಬೆಸ್ಟ್ ಗುರುಗಳು ಅಂದರೆ ಇಷ್ಟು ತಾಕು 100 200 ಅಲ್ಲ ಗೊತ್ತಮ ಗೌರವ ಹೋಗ್ತಾ ನಮಗಿಂತ ದೊಡ್ಡವಳ್ಳ ಗುರುಗಳೇ ಶ್ರೀಮಂಡಲ ಮಧ್ಯಸ್ಥಾನ ಪೂರ್ಣಲೋಕ ಮತಾಂಗ ವೈಷ್ಣವ ವಿಷ್ಣು ಹೃದಯ ಕಾಂಡಮಲ್ಲೇ ಗುರು ನಮ ಅದ್ರಿಂದ ಎಲ್ಲರೂ ಗುರುಗಳು. ಹೀಗೆ ಗುರುಭ್ಯೋ ನಮ ಅಂತ ಹೇಳಲು ಸರ್ಕಾರ ಗುರು ಅಂತ ಗುರು ದೇವಂ ದೇವಚನ ಗುರು ಬಹುವಚನ. ಮತ್ತು ಇನ್ನೊಂದು ವಿಶೇಷ ಅಂದರೆ ಆಚಾರ್ಯರಿಗೆ ಗುರುನಂತ ಯಾಕೆ ಬಹುಚಾರ ಕರೆದರು ಆಚಾರ್ಯರು ಅಂದರೆ ಗುರುಮಂತ ಕೈಗೋಲಾಗಿತ್ತಲ್ಲ ಬೇಕೆಂದರೆ ಅದಕ್ಕೆ ಹೇಳ್ತಾರೆ ಅಂತ ಗುರುನರು ಗುರುಮಂತನೇ ಅರ್ಥ. ಸಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಅಂತ ಹೇಳಬೇಕಾದ್ರೆ ಏಕೋಚರ ಅರ್ಥನೇ ಆಯಿತು. ಬಹುಜನ ಹೇಳಿದ್ರೆ ನಮಗೆಲ್ಲ ದೃಷ್ಟಕ್ಕೆ ಅಂತ ಒಂದರ್ಥ. ಇನ್ನೊಂದು ಅರ್ಥ ಅವರು ವಿವೇಕಾದ ಗುರುಗಳು ಹೈದ್ರ ದೇವರು ಗುರುಗಳು ಆಮೇಲೆ ಚಂದ್ರದೇವರು ಗುರುಗಳೇ ದತ್ತಾತ್ರೇಯ ಭಗವಂತ ಗುರುಗಳೇ ಅಥವಾ ಅನೇಕ ರೂಪಗಳು ಗುರುಗಳು ಅಂತ ಗುರು ಒಬ್ಬರೇ ಭಗವಂತ ರೂಪಗಳು ಅನೇಕ ಆಗಿದೆ. ಕೃಷ್ಣ ಗುರು ಹನುಮಂತ ಭೀಮಾವತಾರಕ್ಕೆ ಕೃಷ್ಣ ಗುರು ಹನುಮಂತ ಅವತಾರಕ್ಕೆ ರಾಮದೇವ ಗುರುಗಳು ಮಧ್ಯವರ್ಗಕ್ಕೆ ವೇದವ್ಯಾಸ ಗುರು ಅದಕ್ಕೆ ಗುರು ನಮ್ಮನ್ನು ಆಚರಿಸ್ತಾರೆ. ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಎಷ್ಟು ವಿಷಯ ಆಚಾರ ಸೂಚನೆ ಮಾಡಿರ್ತಾರೆ. ಎಲ್ಲ ವ್ಯಾಖ್ಯಾನ ವ್ಯಾಖ್ಯಾನಿಸ್ತಾರೆ ಒಬ್ಬ ಕೋಟಿಗಾಗಿ ಅರ್ಥ ಅರ್ಥವನ್ನು ಹೇಳ್ತಾರೆ. ಎಲ್ಲ ಕ್ರೋಢೀಕರಿಸಿಕೊಂಡಾಗ ಸಮಗ್ರವಾಗಿರ್ತಕ್ಕಂಥ ಅರ್ಥ ನಮಗೆ ಆಗುತ್ತೆ. ನಾರಾಯಣ ಪುನೈಶ್ವರವೇ ವಿಜೇನ ಊಟವರ್ಜಿತ ಕೇಳಿದ ಗಮ್ಯಂ ಗುರು ಚಾವಿ ಅಥವಾ ಸುಗ್ರಾರ್ಥವಾಗುತ್ತೆ. ಆ ಇನ್ನೊಂದು ಸತ್ಯಗಳು ಇಷ್ಟು ಅರ್ಥ ಯಾವುದಿಲ್ಲದೆ ಏಕೆಂದರೆ ನಾರಾಯಣ ಮೊದಲೇ ಬರ ಈ 4 ಅಧ್ಯಾಯದ ಅರ್ಥ ಅದರ ಇರುತ್ತೆ. 4 ಅಧ್ಯಾಯದ ಅರ್ಥ ಮೊದಲನೇ ಅಧ್ಯಾಯ ಯಾವುದು ಪುಣೈಶ್ವರವೇ ಇದೆ ಪರಮಾತ್ಮ ಬರಪೂರ್ಣನಾಗಿದ್ದಾನೆ. 2 ಅಧ್ಯಾಯದ ಅರ್ಥವರು ಆ ಅರ್ಥವು ಇದರಲ್ಲೇ ಬಂದಿದೆ. ನೇಮ ಅರ್ಥ ಇದರಲ್ಲೇ ಬಂದಿದೆ. ಗಮ್ಯಂ ಇದರಲ್ಲೇ ಬಂದಿದೆ. ಅದರ ಟೀಕಾರ ಉತ್ಸಾಹವಾಗಿ ಬರುತ್ತಾರೆ. ತತ್ವಪಲಿ ತಿರುಕುಪಡಿಕಾಚಾರ್ಯ ಬರುತ್ತಾರೆ. ಅಧ್ಯಾಯಕ್ಕೆ ಬಹಳ ಆಶ್ಚರ್ಯ ಆ ಪದ ಬರುತ್ತೆ. ವಿಚಿತ್ರವಾದ ಪದ ನಾರಾಯಣ. ಈಗ ನಾರಾಯಣ நாராயணா எனக்கு கட்டை நாராயணா நாராயணம்
மேத்தமெட்டிக்கல் பாடங்கள் பாடங்கள் எல்லாம் சுற்றுலா தூக்கு பார்த்து ரொம்ப சூப்பர்
ಅಥ ಅತಃ ಬ್ರಹ್ಮ ಜಿಜ್ಞಾಸ ವಿಮರ್ಶ. ಅಥ ಅಂದ್ರೆ ಅನಂತರ, ಅತಃ ಅದರಿಂದ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸೆಯನ್ನು ಕರ್ತವ್ಯ ಮಾಡಬೇಕು. ಇದು ಸೂತ್ರ. ಅಥ ಅನ್ನೋದಕ್ಕೇನರ್ಥ? ಅನಂತರ ಬೇರರ್ಥ ಅದಕ್ಕೆ ಹೇಳ್ತಾರೆ. ಅರ್ಹತೆ ಎಂದು ಸಂಪಾದನೆ ಮಾಡಿದ ಅನಂತರ ಅಂದರೆ ಎಲಿಜಿಬಿಲಿಟಿ ಬಂದ ಮೇಲೆ ಅಂತ. ಗಾಯತ್ರಿ ಜಪ ಯಾವಾಗ ಮಾಡಬೇಕು? ಉಪನಯನ ಆದರೆ, ಉಪನಯನ ಗಾಯತ್ರಿ ಜಪ ಮಾಡಾಗಿದೆ. ಅದೇ ರೀತಿಯಲ್ಲಿ ಬ್ರಹ್ಮ ಜಿಜ್ಞಾಸೆ ಯಾವಾಗ ಮಾಡಬೇಕು ಅಂದರೆ ಅರ್ಹತೆ ಬಂದ ಮೇಲೆ. ಅರ್ಹತೆ ಬರೋದು ಅಂದರೆ ಏನು ಅಂತ ಕೇಳಿದ್ರೆ ಅರ್ಥ ಬರೀತಾರೆ ಮುಂದೆಲ್ಲ ಭಾಷೆಯಲ್ಲಿ ಹೇಳ್ತಾರೆ. ಅದರ ಯಾವುದೋ ಅರ್ಹತೆ ಇಲ್ಲ. ಜಮದಮಾಜ ಸಂಪತ್ತಿ, ಜಮ ತಮ ಮೊದಲಾದ ಹೊಂದುವುದಕ್ಕೆ ಅರ್ಹತೆ ಹೊಂದುವುದು ಅಂತ ಹೇಳಿದ್ದಾರೆ. ಜಮ ಅಂದ್ರೆ ಏನು? ಜಮೋ ಮನ್ನಿಷ್ಠತಾ ಬುದ್ಧೇ ತಮ ಇಂದ್ರಿಯ ನಿಗ್ರಹ. ಆಚಾರ್ಯ ಬಹಳ ಗ್ರೀವಾದ ಶ್ಲೋಕ ಇದೆ ಭಾಗವತದೊಳಗೆ. ಉದ್ಧವರ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟಿದ್ದೆ. ಏಕಾರ್ಥಗಳು ಬರುತ್ತೆ. ಜಮ ಅಂದ್ರೇನು, ದಮ ಅಂದ್ರೇನು ಅಂತ ಉದ್ಧವ ಪ್ರಶ್ನೆ ಕೇಳಿದ ಕೃಷ್ಣ ಹೇಳ್ತಾನೆ. ಜಮೋ ಮನ್ನಿಷ್ಠತಾ ಬುದ್ಧೇ ತಮ ಇಂದ್ರಿಯ ನಿಗ್ರಹ. ಬುದ್ಧಿಯನ್ನು ನನ್ನ ಕಡೆಗೆ ಹಾಕೋದಕ್ಕೆ ಜಮ ಅಂತ ಕರೀತಾರೆ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೆ ದಮ ಅಂತ ಕರೀತಾರೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ಕ್ಷಮ ಅಂದರೆ ಭಗವನ್ನಿಷ್ಠೆ. ಭಗವನ್ನಿಷ್ಠೆ ಇರಬೇಕು. ಒಂದು ಶಾಸ್ತ್ರ ಓದ್ತಕ್ಕಂಥವ್ರು ಏನು ಅರ್ಹತೆ ಅಂತ ಕೇಳಿದರೆ ಭಗವನ್ನಿಷ್ಠೆ ಇರಬೇಕು. ಭಗವನ್ನಿಷ್ಠೆ ಒಂದು ಮುಂದೆ ಹೋದರೆ ಈ ಊಟ ಕೊಡೋರಿಗೆ ಏನು ಇರಬೇಕು? ಅರ್ಹತೆ ಸಜ್ಜವಾಗಿರ್ಬೇಕು. ಬಟ್ ಎಲ್ಲ ಇದ್ರೆ ಏನು ಬಂಗಾರ ಕಥೆ ಎಷ್ಟು ಅಡಿಗೆ ಊಟ ಇರೋದಿಲ್ಲ. ಹಸಿವು ಇಲ್ಲದವರು ಊಟ ಹೇಗೆ ಮಾಡೋಕೆ ಬರೋದಿಲ್ವೋ ಅದೇ ರೀತಿ ಅರ್ಥ ಭಗವನ್ನಿಷ್ಠೆ ಇಲ್ಲದವರಿಗೆ ಎಂದು ಶಾಸ್ತ್ರ ಓದಕ್ಕೆ ಬರೋದಿಲ್ಲ. ಅತ ಆಯಿತು, ಭಗವನ್ನಿಷ್ಠೆ ಇದೆ. ನಮ್ಮ ಬ್ರಹ್ಮಸೂತ್ರನೇ ಯಾಕೆ ಓದಬೇಕು ಅಥವಾ ವಿಷ್ಣು ಜೊತೆ ಯಾಕೆ ತಿಳ್ಕೋಬೇಕು ಅಂತ ಕೇಳಿದರೆ ಅತ ಅದರ ಬುದ್ಧಿ ಭಾಷೆ ಹೇಳ್ತಾರೆ. ಅಥವಾ ನಾರಾಯಣ ಪ್ರಸಾದ ಮೃತೆ ನಮೋಷ್ಠ ತಸ್ಮ. ಅತ ಅಂದರೆ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಮೋಕ್ಷ ಸಿಗೋದ್ರಿಂದ ಮತ್ತು ಬೇರೆ ಆರಾಧನೆ ಮಾಡಿದ್ರೂ ಮೋಕ್ಷ ಸಿಗೋದಿಲ್ಲ ಅಂತ ಗೊತ್ತಾಯ್ತಾ? ಅತಃ ಒಂದು ಸೂತ್ರ. ವಿಷ್ಣುವಿನ ಆರಾಧನೆ ಮಾಡಿದರೆ ಮೋಕ್ಷ ಸಿಗುತ್ತೆ. ಅದು ವಿಷ್ಣುವಿನ ಆರಾಧನೆ ಮೋಕ್ಷ ಸಿಗೋದಿಲ್ಲ ಅದು. ಅದರಿಂದಲೇ ದೇರ್ಪೋರು ಅಂತ. ಏನು ಮಾಡಬೇಕು ಅದಕ್ಕೆ? ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ದೇವರನ್ನ ತೆರೆಯಬೇಕು, ದೇವರನ್ನ ತೆರೆಯಬೇಕು. ತಿಳಿದಾಗ ನಮಗೆ ಏನಾಗುತ್ತೆ? ಈ ಸಂಸಾರ ಬಂಧನ ಪರಿಹಾರವಾಗಿ ಮೋಕ್ಷ ಸಿಗುತ್ತೆ ಅಂತ ಆಗ್ತದೆ. ಈ ಓಂ ಅಥಾತ ಬ್ರಹ್ಮ ಜಿಜ್ಞಾಸ. ಓಂ ಅಂದರೆ ಏನು? ಓಂ ಅಂದರೆ ದೇವರ ಹೆಸರು. ಓಂ ಪ್ರಣವಶ್ಚಾಪಿ ವೇದೇಶು ಭಗವದ್ಗೀತೆಯಲ್ಲೇ ಬರುತ್ತೆ. ವೇದಗಳಲ್ಲಿ ಪ್ರಣವ ನಾನು ಅಕ್ಷರಾಣ ಮಹಾಲಕ್ಷ್ಮಿ ಓಂಕಾರ ವಿಷ್ಣು ಮಾಸಿಕವಾದಂತಹ ಪರಾಣ. ನನ್ನ ಆಚಾರ್ಯ ತಂತ್ರಕಾರ ಕಾಯ್ಬೇಕಾದ್ರೆ ನಾವೇನು ತಿಳ್ಕೊಂಡಿರುತ್ತೆ ಓಂಕಾರಕ್ಕೆ ಮೂರು ಅಕ್ಷರಗಳು ಆ ಊ ಬಾ ಅಂತ ಸಾಮಾನ್ಯವಾಗಿ ನೋಡೋದಕ್ಕೆ ಒಂದೇ ಅಕ್ಷರ ಕಂಡ ಕಾಣ. ಯಾಕೆ ಮೂರು ಕಂಡ ಕಲ್ ಬಿಡಿಸಿದ ಎಷ್ಟಾಯಿತು? ಮೂರಾಯಿತು. ಆ ಊ ಮಾ ಅಚ್ಚಾರ ಒಂದಲ್ಲ ಮೂರು ಅಲ್ಲ ಅದು ಎಂಟು ಅಕ್ಷರ ಇದೆ. ಓಂಕಾರದಲ್ಲಿ ಎಷ್ಟಿವೆ? ಎಂಟು. ಅಕಾರ ಚಂದಿಕಾಂತ ಸ್ವಯಂ ಅಷ್ಟಾಕ್ಷರವು ಮತ ಅಂದರೆ ಅಕಾರ ಉಕಾರ ಮಕಾರ ನಾಥ ಬಿಂದು ಘೋಷ ಶಾಂತ ಪ್ರತಿಶಾಂತ ಅಂತ ಹೇಳಿ ಎಂಟು ಅಕ್ಷರಗಳಿರೋದು ವಿಶೇಷ. ಮತ್ತು ಭಾಗವತಾಸ್ತ್ರಗಳು ಹೇಳ್ತಾರೆ ಎಂಟು ಅಲ್ಲ ಅದರೊಳಗೆ ಇನ್ಫೈನೈಟ್ ಲೆಟರ್ಸಿವೆ ಅಂತ ಹೇಳ್ತಾರೆ. ಇನ್ಫೈನೈಟ್ ಗೊತ್ತಾಯ್ತಾ? ಅಕಾರ ಒಂದು ಓಂಕಾರವು ಎಷ್ಟಿವೆ? ಇನ್ಫೈನೈಟ್ ಒಟ್ಟು ದೇವರ ಹೆಸರು. ಅದರಿಂದ ಓಂ ಓಂ ಮತಾಸೋ ತುಂಬ ಜಿಜ್ಞಾಸ ಅದು ಗುಣಪೂರ್ಣನಾದ ವಿಷ್ಣು ದೇವರ ಹೆಸರು ಅಂತ ಹೇಳಿಬಿಟ್ಟು ಅವರು ಅದಕ್ಕೆ ಸಂಪಾದನೆ ಮಾಡಿದ್ದಾರೆ. ಮೋಕ್ಷ ಅಂತಕ್ಕಂಥ ಪರವ ಪುರುಷಾರ್ಥ ಇರೋದರಿಂದ ಪರಬ್ರಹ್ಮನಾದ ವಿಷ್ಣುವನ್ನು ನಾವು ತಿಳ್ಕೊಂಡೇಬಿಟ್ಟು ಇಷ್ಟು ಕೂಡ ಮೇಲ್ನೋಡುತ್ತೆ ಆಚಾರ್ಯರ ವಿಶೇಷವಾದ ಅಂಶವನ್ನು ಈ ಭಾಷೆಯಲ್ಲಿ ಗುರುವಾರ ದಾರಿ ತರಿಸಿದ್ದಾರೆ. ಅರ್ಥಕ್ಕೆ ಸಾಕಷ್ಟು ದಾರಿ ತರಿಸಿಬಿಟ್ಟು ಈಗ ಆಚಾರ್ಯರು ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಅದು ಭಾಷ್ಯ ಪ್ರಾರಂಭ ಆಗುತ್ತದೆ. ಮೊದಲನೇದಾಗಿ ಒಂದು ಇಂಟರ್ನೆಷನ್ ಕೊಡ್ತಾರೆ, ಬ್ರೀಫ್ ಇಂಟರ್ನೆಷನ್ ಆಚಾರ ಕೊಡ. ಅವ್ರು ಹೆಚ್ಚು ಬರೆಯೋದಿಲ್ಲ, ಡಿಫಿಕಲ್ಟ್ ಬರೆಯೋದಿಲ್ಲ ಆಚಾರ್ಯ. ಎರಡು ಸ್ಟೈಲ್ ಮಿನಿಮಮ್ ಬರ್ತದೆ ಗೊತ್ತಾಯ್ತಾ? ಅದರ ಫುಲ್ ಆಫ್ ಮೀನಿಂಗ್ ಆ ರೀತಿ ಬರೀತು. ಆ ಬರೇ ಆಕುಲಿ ಪೂಜೆ ಸದ್ಯೋಗಂ ಅಭಿಜಾನತಾಂ ಸಜ್ಞಾಪನಾರ್ಥಂ ವೇದ ಉತ್ಪನ್ನಂ ವ್ಯಂಜಯಂ ಚತುರ್ಥಾ ವಿಭಜತ್ ಚತುರ್ಥಾ ಏಕಶತಃ ಸಹಸ್ರಥ ಪಾಂಚಶತಃ ಚ ತದರ್ಥ ನಿರ್ಣಯಾನ ಬ್ರಹ್ಮಸೂತ್ರಾಣಿ ಕಥಾಃ. ಇಷ್ಟಕ್ಕೆ ಬೋಧ ಏನಂತ ದ್ವಾಪರೇ ದ್ವಾಪರೇಯದಲ್ಲಿ ಸರ್ವತ್ರ ಎಲ್ಲ ಕಡೆಯಲ್ಲೂ ಕೂಡ ನಾನೇ ನಾನವು ಆಕುಲೀಭೂತೆ ಮರೆಯಾಗಿ ಹೋದಾಗ ಬೆಳಿಗ್ಗೆ ಹೇಳೋದಲ್ಲ ಲೋಕವೃ ಜಾಪದ ಪ್ರಸಂಗದವರೆಗೆ ನಾನು ಸಂಪೂರ್ಣ ಹಾಕಬೇಕು. ತನ್ನಿರ್ಣಯ ಜ್ಞಾನವನ್ನು ನಿರ್ಣಯಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬ್ರಹ್ಮರುದ್ರೇಂದ್ರಾದಿಗೆ ಅರ್ಥಿತ ಬ್ರಹ್ಮರುದ್ರವರ ದೇವತೆಗಳಿಂದ ಅರ್ಥಿತ ಪ್ರಾರ್ಥಿತ ಪ್ರಾರ್ಥಿತರಾದವನಿಗೆ ಭಗವಾನ್ ನಾರಾಯಣ ಭಗವಂತನಾದ ನಾರಾಯಣನು ವ್ಯಾಸತ್ವೇನ ಅವತಾರ ವ್ಯಾಸರೂಪದಿಂದ ಅವತರಿಸಿದನು. ಮೊದಲನೇ ವ್ಯಾಸಾವತಾರ ಯಾತಕ್ಕಾಯಿತು. ವ್ಯಾಸರ ಬಗ್ಗೆ ಯಾತಕ್ಕೆ ಅಂದರೆ ಬ್ರಹ್ಮಸೂತ್ರ ಬರೆದು ವೇದವ್ಯಾಸ ದೇವರಾದ್ದರಿಂದ ಅವರು ಪರಿಚಯ ಮಾಡಿದ್ರು. ನಮ್ಮ ನಿಯಮ ಏನು ಅಂದರೆ ಯಾವುದೇ ಗ್ರಂಥ ಬರ್ತಕ್ಕಂತ ಯಾರು ಸಿಕ್ಕುತ್ತಾರೆ ಕೈಗೆ ಯಾರು ಬರೆದಿದ್ದು ಫಸ್ಟ್ ನೋಟು ಯಾರು ಬರೆದಿದ್ದು ಮತ್ತು ಎಲ್ಲಿ ಪಬ್ಲಿಷ್ ಆಗಿದ್ದು ಯಾವ ಇಯರ್ ಆಯಿತು ಫಾರ್ ಯಾರಿಗೋಸ್ಕರ ಆಯಿತು ಇಷ್ಟು ನೋಡ್ತೀರ ಸಾಮಾನ್ಯ. ಅದಕ್ಕೆ ಉಳಿದವರೆಲ್ಲ ಬ್ರಹ್ಮಸೂತ್ರ ಭಾಷೆ ಬರೆದರಲ್ಲ ಬ್ರಹ್ಮಸೂತ್ರ ಯಾರು ಬರೆದಂತಲೇ ಬರೀಲಿಲ್ಲ. ಶಂಕರ ಭಾಷೆಯೊಳಗೆ ರಾಮಾನುಜ ಭಾಷೆಯೊಳಗೆ ಬ್ರಹ್ಮಸೂತ್ರ ಬರೆದವ್ರ ಹೆಸರು ಕೂಡ ಇಲ್ಲ ಅದು ಅಂದರೆ ಅವರಿಗೆ ಬ್ರಹ್ಮಸೂತ್ರ ಬರೆಯುವ ಹೆಸರು ಹೇಳಿದರೆ ಹೆಸರು ಕೊಟ್ಟಿದ್ದರು ಕೆಟ್ಟಪ್ಪ ಆಚಾರ ಭಾಷೆ ಹೇಳ್ತಾರೆ ಅಂದರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಯಾರೋ ಅಲ್ಲ, ವೇದವ್ಯಾಸ ದೇವರನ್ನು ಕಷ್ಟದೃಷ್ಟಿ ಅಂತ ಕರೀತಾರೆ. ಕಷ್ಟದೃಷ್ಟಿಯ ಭಗವಾನ್ ನಾರಾಯಣ ಭಗವಂತನಾದ ನಾರಾಯಣ ವೇದವ್ಯಾಸ ದೇವರು. ಅವರು ಯಾತಕ್ಕೆ ಅವತಾರ ಮಾಡಿದರು ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳ ಪ್ರಾರ್ಥನೆಯಿಂದ ಅವತಾರ ಮಾಡಿದರು. ಪ್ರಾರ್ಥನೆ ಯಾತಕ್ಕೆ ಮಾಡಿದರು ಅಂದರೆ ದ್ವಾಪರೇ ಸರ್ವತ್ರ ಜ್ಞಾನೇ ಆಕುಲೀಭೂತೆ. ದ್ವಾಪರದಲ್ಲಿ ಜ್ಞಾನವೆಲ್ಲ ಮರೆಯಾಗಿ ಹೋದಾಗ ದೀಪ ತಗೊಂಡು ಬಂದು ಯಾವಾಗ ಕರೀತಾರೆ ಕತ್ತಲಿದ್ದಾರೆ ಗೊತ್ತಾಯ್ತಾ. ಸೊ ಜ್ಞಾನದ ದೀಪ ಬೇಕಾಗಿತ್ತು, ಆ ಜ್ಞಾನದ ಕತ್ತಲೆ ತುಂಬಿತ್ತು. ಆಗ ಬ್ರಹ್ಮರುದ್ರಾದಿ ದೇವತೆಗಳು ಪ್ರಾರ್ಥಿತರಾಗಿ ನಾರಾಯಣ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿದನು. ಹೇಳಿಲ್ಲ 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 ಆ ರೀತಿ ಹೇಳಿಲ್ಲ ಆಚಾರ್ಯ ಗೊತ್ತಾಯ್ತಾ. ಅದು ನಡೆದಿದ್ದು ಆಗಲ್ಲ, ಅದು ನಡೆದಿದ್ದು ಮೊದಲೇ ನಡೆದಿತ್ತು. ಮೊದ್ದೇನಾಯಿತು ಮೊದಲನೇ ಇದು ವೇದವ್ಯಾಸ ದೇವರು ಬರೋದಕ್ಕಿಂತ ಮುಂಚೆ ಫಸ್ಟ್ ಆಗಿದ್ದೇನೋ ಗೌತಮರ ಶಾಪದಿಂದಾಗಿ ದ್ವಾಪರಯುಗದ ಕಾರಣದಿಂದಾಗಿ ಜ್ಞಾನ ಹೋಗ್ತಿತ್ತು. ಅದಕ್ಕೆ ಇನ್ನೇನು ಸೇರಿಕೊಂಡಿದ್ದು ಬೇರೆ ಬೇರೆ ಸೇರಿಕೊಂಡಿದ್ದು ಅಂತ ಕೇಳಿದರೆ ಪ್ರಧಾನವಾದ್ದಿದು ಪ್ರಧಾನವಾದ್ದು ಕಲಿ ಏನು ಮಾಡಿದ್ದ ದೇವತೆಗಳು ಸೇರಿಕೊಂಡ ದುಷ್ಟಾಸ್ತ್ರಗಳನ್ನ ಬರೆಸಿದ ಅಷ್ಟೇ ಅಲ್ಲ, ದೇವರು ಅಪ್ಪಡೇನೂ ಮಾಡಿದ. ಸ್ವಚ್ಛರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ತಾರಯ ಅಥತ್ಯಾರಿ ವಿತತ್ಯಾರಿ ದರ್ಶಯಸ್ವ ಮಹಾಭೂಜ ಅಂದರೆ ವೇದವ್ಯಾಸ ಸಾಕ್ಷಾತ್ ನಾರಾಯಣನೇ ರುದ್ರಾದಿ ದೇವತೆಗಳಿಗೆ ಆದೇಶವನ್ನು ಕೊಟ್ಟ. ನೀವು ಬೇರೆ ಬೇರೆ ರೀತಿ ಬರೆದುಬಿಡಿ, ನನ್ನ ವಿಷಯ ಜಗತ್ತು ಗೊತ್ತಾಗದಂತೆ ಮಾಡಿ, ಜಗತ್ತು ಗೊತ್ತಾಗದಂತೆ ಮಾಡಿ ಅಂತ ಅರ್ಪಣೆಯೂ ಮಾಡಿದ. ಅವರು ಸೇರಿಕೊಟ್ಟು ಎಲ್ಲ ನಡೆದೋಗ್ಬಿಟ್ಟು ಜ್ಞಾನ ಏನಾಯಿತು ಸರ್ವತ್ರ ಆಕುಲೀತು. ದೇವತೆಗಳಿಗೆ ಜ್ಞಾನ ತಿರೋಹಾರ ಆಗಿಲ್ಲ, ಬಹಳ ಇಂಪಾರ್ಟೆಂಟ್ ದೇವತೆ. ಅದಕ್ಕೆ ಬರೀತಾರೆ ಟೀಕಾರ ಬರೀತಾರೆ. ಗೌತಮರ ಶಾಪ ಯಾರಿಗಿದು? ಋಷಿಗಳಿಗೆ. ಅಂದರೆ ದೇವತೆಗಳ ಜ್ಞಾನ ಎಫೆಕ್ಟ್ ಆಗುತ್ತೆ. ಮತ್ತು ಗೌತಮರಿಗೆ ದೇವತೆಗಳು ಶಾಪ ಕೊಡೋ ಶಕ್ತಿ ಇದೆಯಾ? ಒಬ್ಬ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ ಸಾಧ್ಯ ಗೊತ್ತಾಯ್ತಾ. ಅದ್ರ ದೇವತೆಗಳು ಋಷಿಗಳು ಶಾಪ ತರ್ತದೆ ಗೊತ್ತಾಯ್ತಾ. ದೇವತೆಗಳಲ್ಲಿ ಆವೇಶ ಮಾಡಿ ಬರೆದಿದ್ದು ಕಲಿ ಗೌತಮರ ಶಾಪ ಅಲ್ಲ, ಕಲಿ ಪ್ರವೇಶ ಮಾಡಿದೆ. ಅದಕ್ಕೆ ದೇವರ ಅಪ್ಪಳೇನು ಮಾಡೋದು, ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ ಗೊತ್ತಾಯ್ತಾ. ಗೌತಮರ ಶಾಪದ ಪ್ರಸಂಗ ಅಲ್ಲ ಅದು, ಕಲ್ಯಾದಿ ದೇವನೇತ್ಯರ ಆವೇಶ ಬರಲಿಕ್ಕೆ ದೇವ ಪರಮಾತ್ಮನ ಅಪ್ಪಡೇನೇ ಕಾರಣ. ಕಾರಣ ಏನು? ಯೋಗ್ಯರಿಗಷ್ಟೇ ಜ್ಞಾನ ಬರಬೇಕು, ಅಯೋಗ್ಯರಿಗೆ ಜ್ಞಾನ ಬರಬಾರದು ಅಂತೇಳಿ ಪರಮಾತ್ಮ ಹಾಗೆ ಬಂದ. ಇಷ್ಟು ನಡೆದಾಗ ವೇದವ್ಯಾಸ ಅವತಾರವನ್ನು ಮಾಡಿ ಏನು ಮಾಡಿದ್ರು? ಅಥ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಇಚ್ಛೂನ, ಇಷ್ಟಪ್ರಾಪ್ತಿ ಇಚ್ಛೂನ ಮತ್ತು ಅನಿಷ್ಟ ಪರಿಹಾರ ಇಚ್ಛೂನ. ಇಷ್ಟಪ್ರಾಪ್ತಿಯನ್ನು ಬಯಸಿದಂತಹ, ಅನಿಷ್ಟ ನಿವೃತ್ತಿಯನ್ನು ಬಯಸಿದಂತಹ, ಇದು ಬಹಳ ಇಂಪಾರ್ಟೆಂಟ್. ನಮಗೆ ಮುಖ್ಯ ಆಗಬೇಕಾಗಿರೋದು ಎಲ್ಲರಿಗೂ ಕೂಡ ಇಷ್ಟ ಬರಬೇಕು, ಅನಿಷ್ಟ ಹೋಗಬೇಕು. ಇದು ಸಿಂಪಲ್, ಎಲ್ಲರಿಗೂ ಬೇಕಾಗ್ತದೆ. ಇಷ್ಟ ನಮಗೆ ಯಾವುದು? ಸುಖ. ಅನಿಷ್ಟ ಯಾವುದು? ದುಃಖ. ಅದಕ್ಕೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಎಲ್ಲರ ಜೀವನದ ಗುರಿ ಅದು. ಇವತ್ತು ಬರ್ತೇ ಬಿಟ್ಟಿದ್ದಾರೆ, ದುಡ್ಡು ಬೇಕಾಗ್ತದೆ, ಹಣ ಮಾಡಬೇಕಷ್ಟೇ. ಹಣ ತೊಗೊಂಡು ಏನು ಮಾಡೋದು ಗೊತ್ತಿಲ್ಲ. ನಮಗೇನು ಬೇಕಾಗ್ತೀನಿ? ನಮಗೆ ಇರಬೇಕು, ಸುಖ ಬೇಕು, ದುಃಖ ಬರಬಾರ್ದು. ಎರಡು ದೇಹಗಳು ಸುಖಮೇ ಸಮೇಶ ದುಃಖ ಮನಾಗತಿ ಮಾಡ. ಸುಖ ಆಗಲೇಬೇಕು, ದುಃಖ ಆಗಲೇ ಕೂಡದು ಅಂದ್ರೆ ಪ್ರತಿಯೊಬ್ಬರ ಬೈಕೆ. ಆ ಬೈಕ್ ಈಡೇರೋದು ಎಲ್ಲಿ ಅಂತ ಪ್ರಶ್ನೆ ಇದೆ. ಶಾಸ್ತ್ರ ಲಿಂಕ್ ಕೊಡ್ತಾರೆ, ಬೈಕ್ ಗುಣೋತ್ತರ ಈಡೇರುತ್ತಾ ಇದು ಸಾಧ್ಯನೇ ಇಲ್ಲ. ಯಾತಕ್ಕೆ? ಯಾತಕ್ಕೆ? ಸಂಸಾರ ಇದೆ. ಸಂಸಾರದಲ್ಲಿ ಯಾವಾಗಲೂ ಕೂಡ ಏನಿರಬೇಕು? ದುಃಖ ದುಃಖ ಎರಡೂ ಇರುತ್ತೆ. ಸೊ 100% ಹೆಚ್ಚು ಇದ್ರೆ ಆಪ್ ಆಸ್ಪತ್ರೆಯಲ್ಲಿ ಹಾಕ್ತಿರ್ತಾರ. ಆಸ್ಪತ್ರೆ ಚೆನ್ನಾಗಿದೆಯಾ ಅದಕ್ಕೆ ಹೆಚ್ಚಾಗಿ ಆಸ್ಪತ್ರೆಗೆ ಹಾಕ್ಕೊಟ್ಟಿದ್ದ ಹೌದು. ಸಂಸಾರ ಅಂತ ಹೇಳಿ ಚೆನ್ನಾಗಿದೆಯಾ ಅಂದ್ರೆ ಹೆಚ್ಚೇ ಅಲ್ಲ, ಹೇಗಿದೆಯಾ? ದುಃಖ ದುಃಖಗಳು ಎರಡೇ ಇದೆ, ಅದು ಬೇರೆ ದಾರಿ ಇಲ್ಲ. ಜಿಲ್ಲರಿದ್ದಾನೆ ಏನರ್ಥ? ತಪ್ಪಾಡಿದ್ದಾನೆ ಅಂತಾನೆ ಅರ್ಥ. ಸಂಸಾರ ಬಂಧನ ಇದೆ. ಬಂಧನದಲ್ಲಿದ್ದಾಗ ಏನಾಗಿದೆ ನಮಗೀಗ? ಬಂಧನ ಜೈಲಲ್ಲಿ ಹೇಗೆ ಇರಲು ಸಾಧ್ಯ ಉಂಟಾ? ಇಲ್ಲ. ಸಂಸಾರ ಸುಖ ಇರಲು ಸಾಧ್ಯವೇ? ಸುಖನಾಗಿ ಆಗ್ಬೇಕಾಗಿದ್ದಾರೆ. ಏನ್ ಮಾಡ್ಬೇಕೀಗ? ಉಪಾಯ ಏನು ಅಂತ ಯೋಚನೆ ಮಾಡ್ಬೇಕು. ಉಪಾಯ ಏನು ಅದು ಬೇಕಾಗಿದೆ ಗೊತ್ತಿಲ್ಲ. ಸದುಪಾಯ ಅಜಾನ ಅದರ ಸದುಪಾಯಂ ಸದ್ಯೋಗಂ ಅಂದ್ರೆ ಉಪಾಯ. ಸದ್ಯೋಗಂ ಅಭಿಜಾನ ಜನಗಳಿಗೆ ಇಷ್ಟ ಪ್ರಾಪ್ತಿ ಆಗಬೇಕೊಂದು ಬಯಕೆ ಇದೆ, ಅನಿಷ್ಟ ನಿವೃತ್ತಿ ಆಗಬೇಕೊಂದು ಬಯಕೆ ಇದೆ. ಅದು ಉಪಾಯ ಗೊತ್ತಿಲ್ಲ. ಏನ್ ಮಾಡ್ತಿದ್ದಾರೆ ಅವರೆಲ್ಲ ಕೂಡ ತಜ್ಜಾತನ ಅಲ್ಲಿ ತಿಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬ್ರಹ್ಮ ವೇದ ಉತ್ತನ್ನಂ ಉತ್ತನ್ನಂ ಅಂದರೆ ಉತ್ಸಾಹಿತವಾದ ನಷ್ಟವಾಗಿದ್ದಂತಹ ವೇದವನ್ನು ವ್ಯಂಜಯನ್ ಅಭಿವ್ಯಕ್ತಿಗೊಳಿಸುತ್ತಾ ಚತುರ್ಥ ಗೊತ್ತಿದೆ. ವೇದವ್ಯಾಸರೂಪದಿಂದ ನಾರಾಯಣ ಏನು ಮಾಡಿದ? ವೇದಗಳನ್ನು ನಾಲ್ಕು ಭಾಗವನ್ನಾಗಿ ಮಾಡಿದ. ನಾಲ್ಕು ಭಾಗಗಳನ್ನು ಏನಂತ ಋಗ್ವೇದ, ಯಜುರ್ವೇದ, ಸಾಮವೇದ, ರಸ ಅಪರಮಣ ವೇದ ಅಂತೇಳಿ ನಾಲ್ಕು ಹೇಳ್ತಾರೆ. ಜಾತಕ್ಕೆ ಅಂದರೆ ಹೇಳ್ತಾರೆ. ಎಲ್ಲಿ ಎಲ್ಲ ವೇದಗಳು ಬಿಟ್ಟೆ ಎಲ್ಲರಿಗೂ ಸಾಧ್ಯ ಇಲ್ಲ. ಶಿಕ್ಷಣ ಮಾಡೋಕ್ಕೆ ಏನು ಮಾಡ್ಬೇಕಪ್ಪ ಮತ್ತು ನಾಲ್ಕು ಭಾಗ ಮಾಡ ಯಾವೊಂದು ವೇದಗಳಿದ್ರು ಕೂಡ ಹೆಜ್ಜೆ ಬರೋದು. ಮತ್ತೊಂದು ಸಮಸ್ಯೆ ಬಂತು, ನಾಲ್ಕು ವೇದಗಳು ಓದೋದು ಕಷ್ಟ ಇತ್ತು. ಮತ್ತೆ ಒಂದೊಂದು ಓದೋದು ಕಷ್ಟ ಇತ್ತು. ಪರಮಾತ್ಮ ಮತ್ತೇನು ಮಾಡ್ದ? ಸಬ್ ಡಿವೈಡ್ ಮಾಡ. ಮೇನ್ ಡಿವಿಷನ್ಸ್ ನಾಲ್ಕು, ಸಬ್ ಡಿವಿಷನ್ ಎಷ್ಟು ಅಂತ ಹೇಳ್ತಾರೆ. ಚತುರ್ವಿಭಿಷತಿ ಆ ಋಗ್ವೇದವನ್ನು ಇಪ್ಪತ್ನಾಲ್ಕು ಭಾಗ ಮಾಡಿ, ಆಮೇಲೆ ಏಕಶತಧ ಯಜುರ್ವೇದವನ್ನು ನೂರೊಂದು ಭಾಗವನ್ನಾಗಿ ಮಾಡಿ, ಸಹಸ್ರಧ ಸಾಮವೇದವನ್ನು ಸಾವಿರಾರು ಶಾಖೆಗಳನ್ನಾಗಿ ಮಾಡಿ, ಅಥರ್ವಣ ವೇದವನ್ನು ದ್ವಾದಶಧ ಹನ್ನೆರಡು ಭಾಗವನ್ನಾಗಿ ಮಾಡಿ. ನೋಡಿ ನಾಲ್ಕು ವೇದ ಎಷ್ಟಾಯ್ತು ಈಗ? ಇವತ್ತು ಚತುರ್ಗಳು ಗೊತ್ತಿಲ್ಲ ವೇದಗಳ ಬಗ್ಗೆ, ಶಾಖೆಗಳಿಗೆ ನಂಬರ್ ಗೊತ್ತಿಲ್ಲ, ಆಚಾರ್ಯಗಳಿಗೆ ನಂಬರ್ ಗೊತ್ತಾಗುತ್ತೆ. ಆ ಆಕ್ಟಿವಿಟೀಸ್ ಇನ್ನೂ ಗೊತ್ತಾಗದೆ ಎಷ್ಟು ವೇದ ನಾಶವಾಗಿದೆ ಅಂತ ಗೊತ್ತಾಗುತ್ತೆ. ವಿಭಜ ಚತುರ್ವಿಂಶತಿ ಧ ಏಕಶತಧ ಸಹಸ್ರಧ ದ್ವಾದಶಧ ಚ ಇಷ್ಟು ವೇದಗಳನ್ನು ವಿಭಾಗ ಮಾಡಿದ ಮೇಲೆ ಟೆಕ್ಸ್ಟ್ ಬುಕ್ ಸಿಕ್ಕಾಗುತ್ತೆ. ಟೆಕ್ಸ್ಟ್ ಬುಕ್ಕೇ ಬೇಕಾಗಿ ಇಷ್ಟು ಸಿಕ್ಕ ಅರ್ಥ ಗೊತ್ತಾಗಬೇಕಾಗಿ. ತದರ್ಥ ನಿರ್ಣಯ ತದರ್ಥ ಅಂದರೆ ವೇದಾರ್ಥ, ವೇದಾರ್ಥ ನಿರ್ಣಯ ಬ್ರಹ್ಮಸೂತ್ರ ಅಂತಕ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ರು. ಇದರಲ್ಲಿ ಆಕಲೀಭೂತ ಅಂದ್ರೆ ಏನು? ಮಲಿನವಾದದ್ದು, ಡಿಸ್ಟರ್ಬ್ ಆಗೋದು, ಡಿಸ್ಟರ್ಬ್ ಆದ್ರೆ ಮುಂದುವರಿಸ್ತಾರೆ. ಇವತ್ತು ಸೇರಿ ಹೀಗೆ ಹೋಗ್ತಿದ್ರೆ ಸೇರಿಗಿದ್ರು ಬೇರೆ ಇನ್ನೂ ಡೇಂಜರ್ ಇಂದವರ ವಾಸಿ ಯಾಕೆ ಸ್ಟಾಪ್ ಆರ್ಡ್ ಮಾಡ್ತಾರೆ? ಹೀಗೆ ಹೋಗ್ಬಿಟ್ರೆ ಔಟ್ ಆಫ್ ಕಂಟ್ರೋಲ್ ಇದ್ದಾಗ ಆಕಲೀಭೂತ ಅಂದ್ರೆ ಟೋಟಲಿ ಡಿಸ್ಟರ್ಬ್. ಅದರಿಂದ ಏನಾಯ್ತು ನನಗೆ ಗುಂಡ ತಾರೀಕಾದ ಶಾಂತಿ ಬ್ಲರ್ ಆಗಿಬಿಟ್ಟು ಒಳಕಾಗಿ ಬ್ಲರ್ ಏನೋ ಅಂತ ಟಿ ವಿ ಬ್ಲರ್ ಆದರೆ ನೋಡೋದು ಕಷ್ಟ ಆಗುತ್ತೆ. ಹೌದಲ್ಲ, ಇಲ್ಲಿ ದಯವು ಮಾಡಿದ್ರೆ ತಾರಿ ಬ್ಲರ್ ಆಗಿಬಿಟ್ಟು ಭಾಳ ಮುಂದೆ ಹೋಲಿಕೆ ಆಗೋದಿಲ್ಲ. ಆದ್ದರಿಂದ ಗೊತ್ತಲ್ಲ ಸಂಶಯ ಅಜ್ಞಾನ ಎಲ್ಲವೂ ಆಕಲಿ ಗುಂಡ ಅಂದ್ರೆ ಏನೋ ಸಂಶಯ ಬಂದರೂ ಆಕಲಿ ಗುಂಡ ಯಾರೋ ಹೊರಟಿದ್ದ ಅಲ್ಲಿಲ್ಲ ಅಂತ ಹೇಳ್ತೀವಿ. ತಕ್ಷಣ ಡೌಟ್ ಬರುತ್ತೆ ಯಾವ ಕಡೆ ಹೋಗ್ಲಾಗಿದೆ, ಈಗ ಈ ಕಡೆ ಹೋಗೋದು ಆ ಕಡೆ ಹೋಗೋದು ಡೌಟ್ಸ್ ಇರೋದು. ಇದು ಎರಡು ಆಗೋದಿದ್ದಾರೆ, ಟೈಮ್ ಅಂದರೆ ಕಡಿಮೆ ಇದೆ, ಈಗ ಬಂದ್ರೆ ಶುರು ಗೊತ್ತಾಯ್ತಾ. ಆಮೇಲೆ ತಪ್ಪ ಹೇಳ್ಬೋದು, ಇಲ್ಲ ಈ ಕಡೆ ಡಿಸೈಡ್ ಮಾಡಿ ಆ ಕಡೆ ಈ ಕಡೆ ಡೌಟ್ ಆಪೋಸಿಟ್ ಸೈಡ್ ಬಿಟ್ಟರೆ ವಿಪರೀತ ಆಗ್ತಾರೆ ಮಿಥ್ಯಾಜ್ಞಾನ ಅಂತ. ಇನ್ನು ಕೆಲವು ಗೊತ್ತೇ ಆಗ್ತಾ ಇಲ್ಲ ಅಜ್ಞಾನ, ಮೂರು ದೋಷ ಅಜ್ಞಾನ ಸಂಶಯ ಮಿಥ್ಯಾಜ್ಞಾನ ಇವೆಲ್ಲರೂ ಬಂದರೆ ಜ್ಞಾನ ಏನಾದಾಗ ಆಕಡಿಯ ಭೂತ ಅಂತ ಅಷ್ಟು ತೆಕ್ಕೊಂಡು ಎಷ್ಟೋ ವಿಷಯ ತಿಳಿಯಲೇ ಇಲ್ಲ, ಕೆಲವು ವಿಷಯ ಕನ್ಫ್ಯೂಷನ್ ಬಂತು, ಕೆಲವು ವಿಷಯ ತಪ್ಪಾಯ್ತು. ಅವಕ್ಕೆಲ್ಲ ಗೈಡ್ ಮಾಡೋ ಪರಮಾತ್ಮ ಏನು ಮಾಡ್ತಾನೆ? ವೇದಗಳನ್ನು ಹೊರಗಾಕಿ ಅವುಗಳ ಅರ್ಥದಿಸೋದಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡ್ತಾರೆ. ಬ್ರಹ್ಮಸೂತ್ರಾಣಿ ಚಕಾರ ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ ಇಷ್ಟು ಬರೆದು ಸತ್ಯೋತ್ತಮ ಕಾಂತಿ. ಇದಕ್ಕೆಲ್ಲ ಆಚಾರ ಕಷ್ಟ ಏನು ಮಾಡಿರ್ತಾರೆ? ಕೊಟೇಶನ್ ಕೊಡ್ತಾರೆ ಆಚಾರ ಶೈಲಿಯ ವೈಶಿಷ್ಟ್ಯ. ಅವ್ರು ಏನೇ ಬರಬೇಕಂತ ಅವ್ರು ಹೇಳೋದಕ್ಕಿಂತ ಕೊಟೇಶನ್ ಕೊಡೋದೇ ಜಾಸ್ತಿ ಗೊತ್ತಾಯ್ತು. ಇವತ್ತು ರೀಸರ್ಚ್ ಕಾನ್ಸೆಪ್ಟ್ ಏನೇ ಕೊಟ್ಟರೆ ಏನು ಮಾಡಬೇಕು ಹೇಳಿ ಅಂತ ಕೋರ್ಟ್ ಮಾಡ್ತಾ ಹೋಗ್ಬೋದು. ಆಯ್ತಾ ಕಷ್ಟ ಕೋರ್ಟ್ ಮಾಡ್ತಾರೆ ಲಾಂಗ್ ಪ್ಯಾಸೇಜ್ ಗಂಧ ಪುರಾಣದಲ್ಲಿದೆ. ಇದಿಷ್ಟು ಕೂಡ ಹೇಳಿದೆ ಅಂತ ಯಾವ್ಯಾವುದು ಜ್ಞಾನ ಅಕುಲೀಭೂತವಾಗಿದ್ದು ಧರ್ಮಾವಿ ಪ್ರಾರ್ಥನೆ ಮಾಡಿದ್ದು ವೇದವ್ಯಾಸರ ಅವತಾರ ಮಾಡಿದ್ದು ಇಷ್ಟು ಭಾಗ ಮಾಡಿ ಎಲ್ಲವೂ ಬಂದಿದ್ದಿಲ್ಲ. ಅದಿಷ್ಟು ಕೊಟ್ಕೊಂಡು ನಾರಾಯಣಾದ್ರಿ ಬನ್ನಂ ಜ್ಞಾನಂ ಕೃತ ಹೇಗೆ ಕಿತ್ತದನ್ಯಥಾ ಜಾತಂ ಏತಾಯಾಂ ದ್ವಾಪರೇಕ್ಷಿತಂ ನಾರಾಯಣಾದ್ರಿ ಬನ್ನಂ ಜ್ಞಾನಂ ಕೃತ ಹೇಗೆ ಕಿತಂ ಹೃದಯಿಗೆ ಹೃದಯಗಳಲ್ಲಿ ನಾರಾಯಣ ಸುನಿಪನ್ ನಾರಾಯಣದ ಸುರಕ್ಷಿತವಾಗಿ ಹೃದಯ ಜ್ಞಾನ ಜ್ಞಾನವು ಸ್ಥಿತ ಸರಿಯಾಗಿ ಹೃದಯದಲ್ಲಿ ಜ್ಞಾನ ಹೇಗಿತ್ತು ವೆರಿ ಕ್ಲಿಯರ್ ಕನ್ಫ್ಯೂಷನ್ ಇಲ್ಲ. ಕಿಂಚಿತ್ ತದ ಅನ್ಯಥಾ ಜಾತ ತತ್ ತ್ರೇತಾಯ ಕಿಂಚಿತ್ ಅನ್ಯಥಾ ಜಾತ ತ್ರೇತಾಯಿಗೆ ಬಂದಾಗ ಏನಾಯಿತು ಸ್ವಲ್ಪ ಚೇಂಜ್ ಆಯಿತು, ಒಂದು ಸ್ಟೆಪ್ ಡೌನ್ ಆಯಿತು. ಗೊತ್ತಾಯ್ತಾ 100% ಹೋಗಿ 90-80 ಹಾಕ್ತಿರುವ ದ್ವಾಪರಿಯಾಗಿ ದ್ವಾಪರದಲ್ಲಿ ಏನಾಯಿತು ಪೂರ್ತಿ ಹೋಗಿ ಆ್ಯಕ್ಚುಲಿ ಪೂರ್ತಿ ಏನು ನೋಡ್ಬೇಕಾಗಿತ್ತದೋ ಕಲಿಯುಗದಲ್ಲಿ ಹೋಗ್ಬೇಕಾಗಿತ್ತು, ದ್ವಾಪರದಲ್ಲೇ ಹೋಗಿದ್ದು. ಜಾತಕ್ಕೆ ಗೌತಮರ ಶಾಪ ಎರಡಾಗಿತ್ತು, ಗೌತಮರ ಶಾಪ ಅಂಬುದು ಎಕ್ಸ್ಟ್ರಾ ಫ್ಯಾಕ್ಟರ್ ಬಂದಾಗ ಇಲ್ಲಿ ಹೋದ್ರೆ ಅವು ಹೋಗ್ತಿರಲಿಲ್ಲ, ಕಲಿಯುಗದಲ್ಲಿ ಹೋಗ್ಬೇಕಾಗಿತ್ತು, ಅಲ್ಲೇ ಹೋಗಿದೆ. ಜಾತಕ್ಕೆ ಅಂದರೆ ಗೌತಮ ಶರು ಹೇ ಶಾಪ ಜ್ಞಾನಕಾಂಗತೆ, ಗೌತಮ ಋಷಿಗಳ ಶಾಪದಿಂದಾಗಿ ಜ್ಞಾನವೆಲ್ಲ ಏನಾಯಿತು, ಅಜ್ಞಾನವಾಗ ನೋಡ್ತಕ್ಕಂಥ ಅಡ್ಡ ಗಂಟೆ ಏನಾಗುತ್ತೆ ಏನು ಹಾಗಾಗಿ ಗೌತಮರ ಶಾಪ ಅಂಬುದು ಅಪ್ರಕ್ಷನ್ ಆಗಿ ಬರುತ್ತೆ. ಸಂಕೀರ್ಣ ಬುದ್ಧಯೋ ದೇವಾ ಸಂಕೀರ್ಣ ಬುದ್ಧಯ ಅಂದರೆ ಕರುಣಾಶೀಲರ ಕರುಣಾಳುಗಳಾದಂತಹ ಕರುಣಾಶೀಲರಾದ ಬ್ರಹ್ಮಾದಿ ದೇವತೆಗಳೆಲ್ಲ ಬ್ರಹ್ಮರುದ್ರ ಪುರಸ್ಸರ ಬ್ರಹ್ಮರುದ್ರ ಮುಂದೆ ಮುಂದೆ ಇಟ್ಟುಕೊಂಡುಬಿಟ್ಟು ದೇವತೆಗಳೆಲ್ಲ ಶರಣ್ಯಂ ಶರಣಂ ಜಪ್ಮು ಶರಣಾಗತಿಗೆ ಅರ್ಹನಾದಂತಹ ನಾರಾಯಣನನ್ನ ಶರಣಂ ಜಪ್ಮು ಶರಣ ಹುಡುಕ ನಾರಾಯಣ ಅಂತವನು ಅನಾಮಯಂ ಯಾವುದೇ ವಿಧವಾದಂತಹ ದೋಷ ಇಲ್ಲದವರು ಅನಾಮಯ ಆಮಯ ಅಂದರೆ ದೋಷ ಅನಾಮಯ ನಿರ್ದೋಷ ಇದು ಕಾರಣ ಇದೆ ಹಾಗಿದ್ರೆ ಬೇರೆ ದಿವಸ ಹೋಗ್ಬೋದಾಗಿರ್ತಲ್ಲ ನಾರಾಯಣ ಯಾತ್ರೆ ಯಾತ್ರೆಗೆ ಹೋಗೋದು ಅಂದರೆ ಅನಾಮಯಂ ರುದ್ರಾದಿ ದೇವರಲ್ಲಿ ದೋಷ ಇದೆ ಯಾವ ದೋಷ ಇದೆ ಕಲ್ಯಾಣ ದೋಷಗಳಿದೆ ಗೊತ್ತಾಯ್ತಾ ಬ್ರಹ್ಮದೇವರಲ್ಲಿ ದೋಷಗಳಿಲ್ಲ ವಾಯುಗಳಲ್ಲಿ ಆದರೆ ಪರಮಾತ್ಮ ಅರ್ಥ ಎಲ್ಲ ಮಾಡಿಲ್ಲ ಸೊ ಯಾವುದೇ ವಿಧವಾದಂಥ ವಿವೇಕದಿಂದ ದೇವರೇ ಆದ ನಾರಾಯಣನೇ ಅದಕ್ಕೆ ನಾರಾಯಣ ಹತ್ರ ಹೋಗುತ್ತೆ ಶರಣ್ಯಂ ಶರಣಂ ಜಪ್ಮು ನಾರಾಯಣ ಮಹಾಮಯ ದೈ ವಿಜ್ಞಾಪಿತ ಕಾರ್ಯಸ್ತು ಭಗವಾನ್ ದೈಹಿ ವಿಜ್ಞಾಪಿತ ಕಾರ್ಯ ಅವರು ತನ್ನ ಕಾರ್ಯವನ್ನು ವಿಜ್ಞಾಪನೆ ಮಾಡಿಕೊಂಡ ಮೇಲೆ ಭಗವಾನ್ ಪುರುಷೋತ್ತಮ ಭಗವಂತನಾದ ಪುರುಷೋತ್ತಮನು ಆ ಶ್ರೀಹರಿಯು ಅವತೀರ್ಣ ಮಹಾಯೋಗಿ ಮಹಾಯೋಗಿಯಾದಂತಹ ನಾರಾಯಣ ಸತ್ಯವತ್ಯಾಮ ಸತ್ಯವತಿ ದೇವಿಯಲ್ಲಿ ಪರಾಶರ ಪರಾಶರ ಮುಖಗಳನ್ನು ಉಪಮಾಡಿಕೊಂಡುಬಿಟ್ಟು ಅವತೀರ್ಣ ಅವತಾರವನ್ನು ಮಾಡಿಕೊಂಡು ತಂದೆ ಹೆಸರು ತಾಯಿ ಹೆಸರು ಹೇಳಿದಾಗಾಯಿತು ಅವತೀರ್ಣ ಅಂತ ಹೇಳಿದ್ರಿಂದ ನಿಮಿತ್ತ ಮಾತಾಡ್ತ ಬಂತು ಅವರಿಂದಲೇ ಹುಟ್ಟಿದಲ್ಲಿದ್ದಲ್ಲ ಅಂತ ಹೇಳಿದ್ರು ಉತ್ಸನ್ನ ಭಗವಾನ್ ವೇದ ಭಗವಾನ್ ವೇದ ವೇದ ಲುಪ್ತವಾಗಿದ್ದ ವೇದಗಳನ್ನು ಕೆಲವು ವೇದಗಳು ಲುಪ್ತವಾಗೋದು ಅಂದ್ರೇನು ಪೂರ್ತಿ ಮರೆಯಾಗ ಇರೋದು ಅಪವಾದಾದಿಗಳನ್ನು ಮುಚ್ಚೋದು ಸರ್ ಹೋಗಿದ್ದು ಹೋಯಿತು ಇರೋದೆಲ್ಲ ಡಿಸ್ಟ್ರಿಕೇಟ್ ಆಗಿಬಿಟ್ಟು ಅಪವಾದವನ್ನು ಅದನ್ನೆಲ್ಲ ಕೂಡ ವೈದ್ಯಯಲ್ಲಿ ಮತ್ತೆ ವ್ಯಕ್ತ ಮಾಡ್ತಾ ಏನ್ಮಾಡ್ತಾ ಹರಿಹಿ ಸ್ವಯಂ ಸ್ವಯಂ ಹರಿ ಈಗಲೇ ವ್ಯತ್ಯಾಸ ಕರೀತಾರೆ ಅಂದರೆ ಬೇರೆ ವ್ಯಾಪಾರ ಯಾರೋ ತಿಳ್ಕೊಂಡ್ಬಿಡಬೇಕು ಸ್ವಯಂ ಹರಿ ಅಂತ ಸ್ವಯಂ ಹರಿಯಾದ ಅವರು ಚತುರ್ಥಾಪ ಭಜಸ್ತಾಮಸ್ಯ ವೇದಗಳಂತ ಚತುರ್ಥಾಗಜ ನಾಲ್ಕಾಗಿ ಉಪಯೋಗಿಸಿದ ಪುನಃ ಚತುರ್ವಿಂಶತಿ ಉದ್ವೇದವನ್ನ 24 ಶತಧಾತೆ ಏಕಃ 101 ಭಾಗವಾಗಿ ಎದುರ್ವೇದವನ್ನ ತಥೈವ ಸಹಸ್ರನ ಹಾಗೆ ಸಾವಿರಾರು ಶಾಖೆಗಳನ್ನಾಗಿ ಸಾಮವೇದವನ್ನ ಮತ್ತೆ ಕೊನೆಯದಾಗಿ ಕೃಷ್ಣವು ದ್ವಾದಶಾಚೆಯ ಎದುರು ಅಕ್ರಮಣ ವೇದವನ್ನು 12 ಭಾಗವನ್ನಾಗಿ ಮಾಡಿ ವಿಭಾಗವನ್ನು ಮಾಡಿ ಪುನಃ ಮತ್ತೆ ಸಸ್ಯ ಅರ್ಥವಿತ್ತೈ ಆ ವೇದ ಅರ್ಥವನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ಅವರು ವಿದ್ಯೆಯನ್ನು ತಿಳಿಸ್ಕೊಳ್ಳೋದು ಸಸ್ಯ ಅರ್ಥವಿತ್ತೈ ಆ ವೇದಾರ್ಥವನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ವೇದಾರ್ಥದ ಪರಿಜ್ಞಾನಕ್ಕೋಸ್ಕರವಾಗಿ ಚಕಾರ ಸೂತ್ರಾಣಿ ಬ್ರಹ್ಮಸೂತ್ರಾಣಿ ಬ್ರಹ್ಮಸೂತ್ರಗಳು ರಚನೆ ಮಾಡಿ ಅವಕ್ಕೇನಿದೆ ಅದರಲ್ಲಿ ಏಷಾಮ ಕಡೆಗೆ ಅಂಜಥಾ ಸೂತ್ರತ್ವ ಸರಿಯಾದ ಸೂತ್ರತ್ವ 100% ಎಕ್ಯುರೇಟ್ ಆಗಿರೋ ಸೂತ್ರಗಳು ಅಂದರೆ ಯಾವುದು ಬ್ರಹ್ಮಸೂತ್ರಗಳಿಗೆ ಯಾವ ಸೂತ್ರಗಳು ಏನಲ್ಲ 100% ಎಕ್ಯುರೇಟ್ ಅಲ್ಲ ಪಾಣಿನಿ ಸೂತ್ರ ಬಹಳ ಪಾಪುಲರ್ ಅದಕ್ಕಿಂತ ಅದೇ ಜಾಸ್ತಿ ಪಾಪುಲರ್ ಎಷ್ಟಾದರೂ ತಪ್ಪು ಎಷ್ಟು ಅದು ಬಂದ ಹೇಳ್ತಾ ಹೋಗ್ತಾರೆ ಎಕ್ಯುರೇಟ್ ಅಲ್ಲ ಅಂತ ಹೇಳೋದಕ್ಕೆ ಭಾಷ್ಯ ವಾರ್ತಿಕಾದಿಗಳಲ್ಲಿ ಅವರೇ ಹೇಳ್ತಾರೆ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂಜಸ್ಯವನ್ನು ಒಪ್ಪಲೇ ಇಲ್ಲ ವ್ಯಾಕರಣ ಸೂತ್ರಗಳ ಅಂಜಸ್ಯವನ್ನು ವೈಯಾಕರಣೆಗಡೆ ಒಪ್ಪಲಿಲ್ಲ ಅದೇ ರೀತಿ ಉಳಿದ ಸೂತ್ರಗಳಲ್ಲಿ ಒಂದಲ್ಲ ಒಂದು ಡಿಫೆಕ್ಟ್ ಇದೆ ಡಿಫೆಕ್ಟ್ನೆಸ್ ಆಗಿರ್ತಕ್ಕಂಥ ಸೂತ್ರಗಳು ಅಂದರೆ ಯಾವುದು ಬ್ರಹ್ಮಸೂತ್ರಗಳು ಒಂದೇ ಈ ಸೂತ್ರಗಳ ಲಕ್ಷಣ ಏನೀಗ ಅಂತ ಪ್ರಶ್ನೆ ಡೆಫಿನೇಷನ್ ಆಫ್ ಸೂತ್ರ ಹೇಳ್ತಾರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ಮುಖಂ ಸೂತ್ರ ಸೂತ್ರ ವಿರೋಧ
ಹೆಸರು ಅಲ್ಪಾಕ್ಷರಂ ಮಿನಿಮಮ್ ಲೆಟರ್ಸ್ ಇರಬೇಕು, ಹೆಚ್ಚಿರಬೇಕು ಮಿನಿಮಮ್ ಲೆಟರ್ಸ್ ಇರಬೇಕು ಮೊದಲ ಲೆಟರ್. ಇದು ನಾವು ಆಲ್ಜಿಬ್ರದಲ್ಲಿ ಸೂತ್ರ ಹೇಗಿರುತ್ತೆ ಮಿನಿಮಮ್ ಇರುತ್ತೆ ಗೊತ್ತಾಯ್ತಾ. ಮತ್ತೆ ಅಲ್ಪಾಕ್ಷರ ಎಲ್ಲ ಅಸಂದಿಗ್ಧಂ ಮಿನಿಮಮ್ ಅಂತ ಹೇಳಿ ಕನ್ಫ್ಯೂಷನ್ ಇರಬಾರ್ದು, ಅಸಂದಿಗ್ಧಂ ಕ್ಲಾರಿಟಿ ಇರುತ್ತೆ. ಮಿನಿಮಮ್ ಅಂತ ಹೇಳಿಬಿಟ್ಟು ಅದು ತೆಗೆದಾಕ್ಬಿಟ್ಟೆ ಕ್ಲಾರಿಟಿ ಇರುತ್ತೆ, ಕ್ಲಾರಿಟಿ ತಪ್ಪಾಗ ಅಸಂದಿಗ್ಧಂ. ಅನ್ಆಂಬಿಗ್ಯಸ್ ಅಂತ ಆಂಬಿಗ್ಯೂಟಿ ಇರಬಾರ್ದು, ಆಂಬಿಗ್ಯೂಟಿ ಇದ್ರೆ ಕ್ಲಾರಿಟಿ ಹೋಗಿಬಿಡುತ್ತೆ. ಆದ್ರಿಂದ ಅನ್ಆಂಬಿಗ್ಯಸ್ ಆಗಿ ಸಾರವತ್ತು ಒಳ್ಳೆ ಎಸೆನ್ಸ್ ಇರಬೇಕು, ಫುಲ್ ಆಫ್ ಎಸೆನ್ಸ್ ಇರಬೇಕು. ವಿಶ್ವನೋ ಬುಕ್ ಅಪ್ಲಿಕಬಲ್ ಟು ಆಲ್ ಇರಬೇಕು ಅಂತ ಅಪ್ಲೈ ಮಾಡಿದ್ರೆ ಆ ಕ್ಯಾಟಗರಿ ಎಲ್ಲ ಕವರ್ ಆಗುತ್ತೆ. ಎ ಪ್ಲಸ್ ಹೋಲ್ಸ್ಕೊಂಡು ಮಾಡಿದ ಮೇಲೆ ಮತ್ತೆ ಪಿ ಪ್ಲಸ್ ಹೋಲ್ಸ್ಕೊಂಡು ಮಾತ್ರ ಬಿಟ್ಕೊಂಡ್ಬಿಟ್ಟು ಏನಾಗುತ್ತೆ ನನಗೆ. ಆ ರೀತಿ ಮಾಡಿದವರು ಎಂಡೆಸ್ ಮತ್ತೆ ಎಂ ಪ್ಲಸ್ ಎನ್ ಶುರು ಮಾಡಿದೆ, ಮತ್ತೆ ಎ ಪ್ಲಸ್ ಸಿ ಶುರು ಮಾಡಿದೆ ಕೊನೆಯಲ್ಲ ಮೊದಲಿಂದ ಎ ಪ್ಲಸ್ ಸಿ ಮಾಡಿ ಹೋಲ್ಸ್ಕೊಂಡಂತ ಏನೀಗ ಅದೆಲ್ಲ ಕವರ್ ಆಗುತ್ತೆ. ವಿಶ್ವದ್ರು ಸ್ಕ್ರೂ ಮಾಡ್ತಾರೆ, ಸ್ಕ್ರೂ ಫಾರ್ ಬೆಂಗಳೂರು, ಸ್ಕ್ರೂ ಫಾರ್ ಮೈಸೂರು ಮಾಡಿದ್ರೆ ಸತ್ತ ಮಾಡೋದಿಲ್ಲ. ಆಫೇರಿ ಸ್ಕ್ರೂ ಅಂದ್ರೆ ಏನದು, ಎಲ್ಲಿ ಉಪಯೋಗಿಸಿದ್ರು ಬರಬೇಕು ಸ್ಕ್ರೂ ಗೊತ್ತಾಯ್ತಾ. ಅದೇ ರೀತಿ ಮಾಡೋದಕ್ಕೆ ಹೋಲ್ಡರ್ಸ್ ಬೆಲ್ಸ್ ತರ್ತಾರೆ, ಈ ಹೋಲ್ಡರ್ ಚೇಂಜ್ ಆಗುತ್ತೆ ಮಾಡಬೇಕು. ಆ ಬಲ್ಬ್ ಹ್ಯಾಕ್ ಮಾಡಿರ್ತಾರೆ ಅದನ್ನ ಹೋಲ್ಡರ್ ಕನೆಕ್ಟ್ ಆಗುತ್ತೆ. ವಿಶ್ವದ್ರು ಮುಖ್ಯ ಇಟ್ ಶುಡ್ ಕವರ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಲಿಟ್ರೇಚರ್ ಆ ಥರ ಇದೆ. ಮತ್ತೆ ವಿಶ್ವದೋಭ ಅಷ್ಟೋಭವ ಅದರಲ್ಲಿ ಇದಿರಬಾರ್ದು, ವ್ಯರ್ಥಾಕ್ಷರ ಇರಬಾರ್ದು, ಯೂಸ್ಲೆಸ್ ಲೆಟರ್ಸ್ ಇರಬಾರ್ದು. ಫಿಲಮ್ಸ್ ಕ್ಯಾಪ್ ಮಾಡೋದಕ್ಕೋಸ್ಕರ ಸಮಥಿಂಗ್ ಎಕ್ಸ್ಟ್ರಾ ಸೇರಿಸಬಾರ್ದು. ಅನವಧ್ಯ ಡಿಫೆಕ್ಟೆಸ್ ಆಗಿದೆ, ಅವಧ್ಯ ಅಂದರೆ ಕ್ಯಾಲೆಸ್, ಅನವಧ್ಯ ಅಂದರೆ ವಿಥೌಟ್ ಕ್ಯಾಲೆಸ್, ಒಂದು ಸಲ ಫ್ಲಾಲೆಸ್ ಆಗಿದೆ. ಇದು ಈ ರೀತಿ ಏನಂತ ಕರೀತಾರೆ, ಸೂತ್ರ ವಿಧಾನ ಸೂತ್ರ ವಿಧು ಸೂತ್ರವನ್ನು ತಿಳಿದ ಜನ ಅದನ್ನು ಸೂತ್ರ ಅಂತ ಡಿಫೈನ್ ಮಾಡ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ ವಿಶ್ವದೋಮುಖಂ ಅಸ್ತೋಹಂ ಅನವತ್ಯ ಆರು ಲಕ್ಷಣ ಇದೆ ಸೂತ್ರಗಳಿಗೆ, ಆರು ಲಕ್ಷಣ ಇದೆ. ಆ ರೀತಿ ಇದ್ರೆ ಮಾತ್ರ ಏನಂತ ಕರೀತಾರೆ ಅದನ್ನು ಸೂತ್ರ ಅಂತ ಕರೀತಾರೆ. ಈ ಸೂತ್ರ ಡೆಫಿನೆಟ್ ಯಾವ ಪಬ್ಲಿಕಬಲ್ಲಿಗ ಬ್ರಹ್ಮಸೂತ್ರಗಳಿಗೆ, ಜೈಮಿನಿ ಸೂತ್ರಗಳಿಗೆ, ದೈವಿಮ ಸೂತ್ರಗಳೆಲ್ಲದೂ ಪಬ್ಲಿಕಬಲ್. ಸಾರವತ್ ವಿಶ್ವದೋಮುಖಂ ಸೂತ್ರಂ ಸೂತ್ರ ವಿಧೋ ವಿಧುಹು. ನೆಕ್ಸ್ಟ್ ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ ಚಾಪ್ಯತಃ. ನಿರ್ವಿಶೇಷಿತ ಸೂತ್ರತ್ವಂ ಬ್ರಹ್ಮಸೂತ್ರಸ್ಯ, ನಿರ್ವಿಶೇಷಿತ ಸೂತ್ರತ್ವ ಅದೇನು ವಿಧೌತ್ ಎನಿ ಅಬ್ಜೆಕ್ಟಿವ್. ಸೂತ್ರ ಅಂದರೆ ಯಾವುದು, ಬ್ರಹ್ಮಸೂತ್ರ. ನಿರ್ವಿಶೇಷಿತ ಸೂತ್ರತ್ವ ಬೇರೆ ಏನು ಯಾರು ಮಾಡಬೇಕು, ಬರೀ ಸೂತ್ರ ಅಂದರೆ ಸಾಕು. ನಿರ್ವಿಶೇಷಿತ ಗೀತಾತ್ವಂ ಭಗವದ್ಗೀತಾಯ. ಅದೇ ರೀತಿ ಪ್ರತಿಯೊಂದು ನಿರ್ವಿಶೇಷವಾದ ಪದಗಳನ್ನು ಯಾರಿಗೆ ಉಪಯೋಗಿಸ್ತಾರೆ, ಎಕ್ಸ್ಟ್ರಾಡಿನರಿ ಮಾತು ಉಪಯೋಗಿಸ್ತಾರೆ. ಸೂತ್ರಗಳು ಅಂತ ಯಾರು ಅರ್ಥ ಮಾಡಬೇಕಾಗ ಬ್ರಹ್ಮಸೂತ್ರಗಳು ಅಂತಲೇ ಮಾಡಬೇಕು. ಯಥಾ ವ್ಯಾಸತ್ವಮೇಕಸ್ಯ ಎಕ್ಸಾಂಪಲ್ ಕೊಡ್ತಾರೆ. ವ್ಯಾಸರು ಅಂತಕ್ಕಂಥ ಯಾರು, ವೇದವ್ಯಾಸರೇ ವ್ಯಾಸರು, ವ್ಯಾಸರು ಅಂದರೆ ವೇದವ್ಯಾಸರೇನಿ. ಆದರೆ ಅನೇಕರಿಗೆ ಗೊತ್ತಿರಬೇಕು ವಿಚಾರ, ಪ್ರತಿ ದ್ವಾಪರಯುಗದಲ್ಲೂ ಕೂಡ ಒಂದು ವೇದವ್ಯಾಸರು ಬರ್ತಾರೆ, ಪ್ರತಿ ದ್ವಾಪರಯುಗದಲ್ಲೂ ಬರ್ತಾರೆ. ಪ್ರತಿ ದ್ವಾಪರಯುಗದಲ್ಲಿ ಬರೋರೆಲ್ಲ ಸಾಕ್ಷಾತ್ ನಾರಾಯಣ ಅಲ್ಲ ಗೊತ್ತಾಯ್ತಾ. ಒಬ್ಬರು ಒಂದ್ಸರಿ ಬರ್ತಾ ಹೋಗ್ತಾರೆ, ಮುಂದಿನ ದ್ವಾಪರಯುಗದಲ್ಲಿ ಯಾರು ಬರ್ತಾರೆ, ಅಶ್ವತ್ಥ ಸಮಾಚಾರ ಬರ್ತಾರೆ. ಸೊ ಅವರಿಗೆಲ್ಲ ಹೇಳುವಂಥ ಉದಿವೆ ವ್ಯಾಸರು ಅಂತ ಕರೆಯಲಿಲ್ಲ, ದ್ರೋಣಿ ವ್ಯಾಸರು ಅಂತ ಕರೆಯಬೇಕು, ಅಧ್ಯಕ್ಷ ಹಾಕ್ಬೇಕು ಅರ್ಥ ಆಯ್ತಾ. ಆದರೆ ವ್ಯಾಸರಿ ಮಾತ್ರ ಏನು ಹಾಕಬೇಕು, ಬರೀ ವ್ಯಾಸ ಅಂದರೆ ಯಾರು, ಬೇರೆ ವ್ಯಾಸರು ಅಂತಲೇ ಅರ್ಥ. ಬರೀ ವ್ಯಾಸರು ಅಂದರೆ ನಾರಾಯಣ ವ್ಯಾಸರು ಅಂತಲೇ ಅರ್ಥ. ಉಳಿದವರು ಏನು ಹೇಳಬೇಕು, ಅಧ್ಯಕ್ಷ ಹಾಕಿ ಹೇಳಬೇಕು. ಈ ಥರ ಇನ್ಶಿಯಲ್ಸ್ ಇಂದ ಹಾಕೋದು ಬೇರೆ, ಇನ್ಶಿಯಲ್ಸ್ ಎಷ್ಟು ಹೇಳಿದ್ರೆ ಹಾಕೋ ಹಾಕಿ. ಕೃಷ್ಣಶ್ಯಾಮ್ನೇ ವಿಶೇಷಣ, ಉಳಿದವರಿಗೆಲ್ಲ ವಿಶೇಷಣವನ್ನು ಹಾಕಬೇಕು, ಇವ್ರಿಗೆ ಹಾಕಬಾರದು. ಸವಿಶೇಷಣ ಸೂತ್ರಾಣಿ ಅಪರಾಧಿ ಸೂತ್ರಗಳಿಂದ ಸವಿಶೇಷಣ ಸೂತ್ರಗಳು ಅಂದರೆ ಪ್ರಾಪರ ಅಧ್ಯಕ್ಷ ಹಾಕ್ತಾರೆ, ಇಂಥ ಹೊಸ ಸೂತ್ರಗಳು ಗೊತ್ತಾಗೋದು ಯಾವುದು ಅಂತ. ಇತಿ ವೇದವಿದ ಪ್ರಾಹು ಶಬ್ದತತ್ವ ವಿವೇದಿನ ಶಬ್ದಸತ್ತಾರ್ಥವೇದಿನ. ಈ ರೀತಿಯಾಗಿ ಶಬ್ದಾರ್ಥತ್ವವನ್ನು ಬಲ್ಲಂತ ಜ್ಞಾನಿಗೆ ಹೇಳ್ತಾ ಇದ್ದಾರೆ. ಸೂತ್ರ ಅಂದರೆ ಸಾಕ್ಷಾತ್ ಬ್ರಹ್ಮಸೂತ್ರನೇ, ವ್ಯಾಸರು ಅಂದರೆ ಸಾಕ್ಷಾತ್ ವೇದವ್ಯಾಸ ದೇವರು ಅಂತಲೇ ಸ್ಪಷ್ಟವಾಗಿ ವೇದಶಾಸ್ತ್ರಾರ್ಥದ ಕಲ್ಪನೆ ಇದ್ದವರೆಲ್ಲ ಹೇಳ್ತಾ ಇದ್ದಾರೆ. ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯಾ ಸಂದೀರಿತಾ ಶಬ್ದಜಾತಸ್ಯ ಸರ್ವಸ್ಯ ಪ್ರಮಾಣಸ್ಯ ನಿರ್ಣಯ. ಈ ಸೂತ್ರಗಳ ವೈಶಿಷ್ಟ್ಯ ಏನು, ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ ಏನು ಅಂದರೆ, ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯ ಸಂದೀರಿತ, ಎಲ್ಲ ಶಾಸ್ತ್ರ ವಿಚಾರದ ನಿರ್ಣಯವನ್ನು ಬ್ರಹ್ಮಸೂತ್ರ ಹೇಳಿದೆ. ಎಲ್ಲ ಶಾಸ್ತ್ರ ವಿಚಾರದ ನಿರ್ಣಯವನ್ನು ಬ್ರಹ್ಮಸೂತ್ರಗಳಲ್ಲಿ ಸ್ಪಷ್ಟ ತಿಳಿಸಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರಗಳು ಯಾಕೆ ಮಹತ್ವ, ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಸ್ಯ ನಿರ್ಣಯ. ಬ್ರಹ್ಮಸೂತ್ರಗಳು ಎಂಥದ್ದು ಅಂದರೆ, ಶಬ್ದಜಾತಸ್ಯ ಸರ್ವಸ್ಯ ನಿರ್ಣಯ. ಬರೀ ವೇದಗಳಲ್ಲ, ಜಗತ್ತಿನಲ್ಲಿ ಯಾವುದೇ ಶಾಸ್ತ್ರಾರ್ಥ ಚಿಂತನೆ ಮಾಡಬೇಕು ಅಂತಿದ್ರೆ ಅದರ ಬಗ್ಗೆ ತೀರ್ಮಾನ ಮಾಡಬೇಕು ಅಂತಿದ್ರೆ ಅಲ್ಟಿಮೇಟ್ ಅಂದ್ರೆ ಯಾವುದು? ಬ್ರಹ್ಮಸೂತ್ರ ಅಲ್ಟಿಮೇಟ್ ಬಹಳ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಅಂತೀವಲ್ಲ ಕೋರ್ಟ್, ಸುಪ್ರೀಂ ಕೋರ್ಟ್ ಹೇಗೋ, ಬ್ರಹ್ಮಸೂತ್ರ ಅಂದ್ರೆ ಏನು? ಸುಪ್ರೀಂ ಮೋಸ್ಟ್ ಇಟ್ಟೇ ಶಾಸ್ತ್ರ, ಸುಪ್ರೀಂ ಮೋಸ್ಟ್. ಅದಕ್ಕಿಂತ ಮೇಲೆ ಇನ್ನೊಂದು ಶಾಸ್ತ್ರ ಇಲ್ಲ. ಯತ್ ಪ್ರಮಾಣಸ್ಯ ನಿರ್ಣಯ ಏವಂ ವಿಧಾನಿ ಸೂತ್ರಾಣಿ ಬ್ರಹ್ಮರುದ್ರಾದಿದೇವೇಶು ಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಪುರುಷೋತ್ತಮ. ಏವಂ ವಿಧಾನಿ ಸೂತ್ರಾಣಿ, ಈ ರೀತಿಯಾದ ಸೂತ್ರಗಳನ್ನು ಕೃತ್ವ ರಚನೆ ಮಾಡಿ ಮಹಾಯಜಾ ಮಹಾಕೀರ್ತಿಶಾಲಿಗಳಾದ ವೇದವ್ಯಾಸದೇವರು ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನ ಸಂಸ್ಥಾಪ್ಯ. ಜ್ಞಾನ ಹೋಗಿತ್ತಲ್ಲ, ಎಲ್ಲ ಜ್ಞಾನ ಬರ್ತದೆ. ಬ್ರಹ್ಮಾದಿಗಳಿಗೆ ಹೋದ ಜ್ಞಾನ ಬರಲಿಲ್ಲ, ಇರೋ ಜ್ಞಾನ ಕ್ರಿಯವಾಯಿತು, ಹುಡುಗರು ಹೋದ ಜ್ಞಾನ ಬಂತು. ಅದಕ್ಕೆ ಬ್ರಹ್ಮರುದ್ರಾದಿ ದೇವೇಶು ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡೋದ್ರಿಂದ ಬ್ರಹ್ಮರುದ್ರಾದಿ ದೇವತೆಗಳಲ್ಲೂ ಮನುಷ್ಯ ಪಿತೃಪಕ್ಷಿಷು ಮನುಷ್ಯರಿಗೆ ಪಿತೃದೇವತೆಗಳಿಗೆ ಪಕ್ಷಿಗಳಿಗೂ ಜ್ಞಾನ ಬರ್ತದೆ. ವೇದವ್ಯಾಸ ಜ್ಞಾನ ಎಷ್ಟು ಅಂದರೆ ಪಕ್ಷಿಗಳಿಗೂ ಜ್ಞಾನ ಬಂತು, ಅಷ್ಟರಗಟ್ಟಿ ಜ್ಞಾನವನ್ನು ಕೊಟ್ಟು ಜ್ಞಾನ ಸಂಸ್ಥಾಪ್ಯ ಭಗವಾನ್ ಕ್ರೀಡನೇ ಪುರುಷೋತ್ತಮ. ಈ ರೀತಿ ಜ್ಞಾನವನ್ನು ನೆಲೆಗೊಳಿಸಿಬಿಟ್ಟು ಪುರುಷೋತ್ತಮರಾದ ವೇದವ್ಯಾಸರು ಏನು ಮಾಡಿದ್ದಾರೆ? ಕ್ರೀಡಕ್ಕೆ ಅಂದವಾಗಿದ್ದ ಅವರು ಎಫರ್ಟ್ ಕಷ್ಟ ಮಾಡಿದೆ, ಎಷ್ಟೆಲ್ಲ ಮಾಡಿದ್ರು ಕೂಡ ಏನು ಮಾಡಿಲ್ಲ, ಅಡಿಗೆ ಭಾಳ ಚೆನ್ನಾಗಿ ಮಾಡಿರ್ಬೋದು. ಅಯ್ಯೋ ಬೆಳಿಗ್ಗೆ 4 ಗಂಟೆ ಎದ್ದು 12 ಗಂಟೆವರೆಗೆ ಆಯಿತು, ಭಾಳ ತೊಂದರೆ ಆಯಿತು, ಅವೆಲ್ಲ ಇಲ್ಲ. ವೇದವ್ಯಾಸ ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರು ಮಾಡಿದ ಕೆಲಸ ಬೇರೆ ಯಾರಿಗೂ ಮಾಡಕ್ಕೆ ಬರೋದಿಲ್ಲ. ಬಟ್ ಅವ್ರು ಹೇಗೆ ಮಾಡಿದ್ದಾರಲ್ಲ, ಎಫರ್ಟ್ ಕಷ್ಟ ಮಾಡಿದ್ದಾರೆ, ಇದು ಗ್ರೇಟ್. ಅರ್ಥ ಆಯ್ತಾ? ಹನುಮಂತೇವ ಸಮುದ್ರ ಹರಿದು ಮತ್ತೆ ವಿಶ್ರಾಂತಿ ಬೇಕಾಯ್ತು ಅವರಿಗೆ. ನೈವಾತ್ರ ವಿಶ್ರ ಬಡವ ಇಚ್ಛದ ಅವಿಶ್ರ ಮೋಸವು ನಿಶ್ಚೀಮ ಪುರುಷ ಮನಸ್ಸೆ ಕುಟಕ್ಷ. ಅಂಗದಾಡಿಗಳು ಶ್ರಮ ಕೊಟ್ಟರು ಹಲ ಕರೆಸಲಿಲ್ಲ. ಹನುಮಂತ ಹೇಗಾರದ ಅನಾಯಾಸವಾಗಿ ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸ ಇಷ್ಟೆಲ್ಲ ಮಾಡಿದ್ರಲ್ಲ ಅವ್ರಿಗೆ ಆಯಾಸವಾಯಿತು ಅಂದರೆ ಏನು ಆಯಾಸವಾಗಿ ಕಷ್ಟಪಟ್ಟು ಬರಲಿರ್ತಾರೆ. ಅಕಸ್ಮಾತ್ ಕಾಫಿ ಕಳೆದೋಗ್ಬಿಟ್ರೆ ಮತ್ತೆ ಬರಲಿಕ್ಕೆ ಆಗೋದೇ ಇಲ್ಲ. ಓ ಹೋಯ್ತು ಲಾಸ್ಟ್ ಒಂದು ಲಾಸ್ಟ್ ಅರೆ ಬರ ಆ ಪೇಷಂಟ್ಸ್ ಇಲ್ಲ, ಎಲ್ಲ ವರ್ಕಿಂಗೆಲ್ಲ ಕಳೆದೋಗ್ಬಿಟ್ಟಿದೆ, ಏನು ಮಾಡೋದು ಬ್ಯಾಡ್ ಆಗಿರೋದಿಲ್ಲ. ವೇದವ್ಯಾಸ ಯಾವ ಬರ್ತಿದ್ದಾರೆ ಅದನ್ನು ಎಫರ್ಟ್ ಕಷ್ಟ ಮಾಡಿದ್ದಾರೆ. ಇಡೀ ವಿಶ್ವಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಒಂದು ಊರಿಗೆಲ್ಲ, ಒಂದು ದೇಶಕ್ಕಲ್ಲ, 4-5 ಜನಗಳಿಗೆಲ್ಲ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಮನುಷ್ಯ ಪಿತೃಪಕ್ಷಗಳವರೆಗೆ ಜ್ಞಾನ ಕೊಟ್ಟಿದ್ದಾರೆ. ಕ್ರೀಡದೇ ಪುರುಷೋತ್ತಮ ಆನಂದ ಆನಂದವಾಗಿದ್ದಾರೆ ಇತ್ಯಾದಿ. ಇಷ್ಟು ಎಲ್ಲಿ ವಾಕ್ಯ ಇದು? ಅದು ಬಂತಲ್ಲ, ಇದ್ರಲ್ಲಿ ಬರುತ್ತೆ ನೋಡಿ ಮಹಾಭಾರತದಲ್ಲಿ. ಆ ಕಾಂಡವನ ದಹನದ ಕಾಲಕ್ಕೆ ಆ ಪಶ್ಚಿಮ ಕಾಂಡವನ ಉರಿತಾ ಇದೆ. ಉರಿದಾಗ ಏನಾಯ್ತಂತೆ, 4 ಪಕ್ಷಗಳು ಏನಾಗಲೇ ಇಲ್ಲ. ಯಾತಕ್ಕಾಗಲಿಲ್ಲ ಅಂದರೆ ವೇದ ಹೇಳಿದ್ರು ಅಯಮಗ್ನಿಯ ಜನಿತ ಅಂತ ವೈದಿಕ ಸೂಕ್ತ ಹೇಳಿದ್ದು ಕಣ್ಣಿನ ಸುಳ್ಳೇ ಇಲ್ಲ. ಗೊತ್ತಾಯ್ತಾ? ಸೊ ಪಕ್ಷಿಗಳಿಗೆ ಜ್ಞಾನ ಬರ್ತಾ ಇಲ್ಲ ಈಗ. ಮತ್ತು ಕೀಟಕ್ಕೆ ರಾಜ್ಯ ಕೊಟ್ಟರಲ್ಲ, ಕೀಟಕ್ಕೆ ಹೋಗ್ತಿರೋ ರಾಜ್ಯ, ಕೀಟಕ್ಕೆ ನೋಡಿದ ತಕ್ಷಣ ರಾಜ್ಯ ಕೊಟ್ಬಿಟ್ರು, ಬ್ರಾಹ್ಮಣ ನಾಯಿ ಹುಟ್ಟಿ ಮೋಷಣೆ ಕೊಟ್ಟರು. ವೇದವ್ಯಾಸ ದೇವರು ಜ್ಞಾನ ಕೊಟ್ಟು ಎಲ್ಲಿದೇವರಿಗೆ ಕೊಡ್ತಾರೆ? ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಬಿಟ್ಟು ಪಶು ಪಕ್ಷಿಗಳು ಯಾರಿಗೆ ಬೇಕಾದ್ರೆ ಜ್ಞಾನ ಬರುತ್ತೆ. ಈಗ ಅರ್ಥ ಆಗುತ್ತೆ, ಇಷ್ಟ ತಮಗೆ ಜ್ಞಾನ ಬರಲಿ ಅಂತ ಬಂದಿಲ್ಲ ಅಂದರೆ ಪಶುಪಟ್ಟಿಗಳಿಂದ ಹೋಗ್ಬೇಕು ಅಂತ ಗೊತ್ತಲ್ಲ. ಪಶುಪಟ್ಟಿಗಳೇ ಬಹಳಷ್ಟು ಕೇಸುಗಳಾಗಿ, ಅದರಿಂದ ಜ್ಞಾನವನ್ನು ಕೊಡೋ ಶಕ್ತಿ ಅವರಿಗಿದೆ. ಅವೇನು ಮಾಡ್ಕೋಬೇಕು ಅಷ್ಟೇ, ನಾವು ಮಾಡ್ಕೊಂಡು ನಮ್ಮ ಯೋಗ್ಯತೆ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತ ಇತ್ಯಾದಿ. ಈ ಒಂದು ಭಾಗ ಬಿಡಿ, ಇದಿಷ್ಟು ಕೂಡ ಮೊದಲನೇ ಸೂತ್ರಕ್ಕೆ ಪೀಠಿಕೆ. ಇಡೀ ಬ್ರಹ್ಮಸೂತ್ರಗಳಿಗೂ ಪೀಠಿಕೆ, ಬ್ರಹ್ಮಸೂತ್ರ ಇದೆಲ್ಲ ಇದನ್ನೆಲ್ಲ ಯಾವ ಭಾಷೆಗಳಿರೋದಿಲ್ಲ. ಈ ವಿಷಯಗಳು ಶಂಕರ ಭಾಷೆ ರಾಮಾಂಜ ಭಾಷೆ ಓದಿದ್ರೆ ಏನೇನು ಇದು ಬ್ಯಾಕ್ಗ್ರೌಂಡೇ ಗೊತ್ತಾಗುತ್ತೆ ಡೈರೆಕ್ಟ್ ಅಂತೇ. ಅದು ಕೂಡ ರಾಮ ಮೆಸೇಜ್ ಏನು ಹೇಳಿಲ್ಲ ಹೆಸರಿಗೆ ಅಷ್ಟೇ ಗೊತ್ತಾಗ್ತದೆ. ಪ್ರೊಫೆಸರ್ಗಿಂತ ಸ್ಟೂಡೆಂಟ್ ಬ್ರಿಲಿಯಂಟ್ ಇರ್ತಾರೆ, ಬಟ್ ಯೂನಿವರ್ಸಿಟಿಯೇ ಕೊಡ್ಬೇಕಷ್ಟೇ. ಆ ಥರ ಇಲ್ಲ, ಆಚಾರ್ಯರು ಯಾವಾಗಲೂ ಬಂದವರು ಅಂತ. ಈಗ ಆಚಾರ ಸರ್ವರ ನಮಸ್ಕಾರ ಮಾಡ್ತಿದ್ದಾರೆ ಆಕೆ ಅದು ದೊಡ್ಡ ಅಶ್ವಪೇಟೆ ಎಕ್ಸಾಂಪಲ್ ಕಷ್ಟದ. ಅವ್ರ ಆಚರಣೆ ಕೊಡ್ತಾರೆ ಅವ್ರ ಕೈಗೆ, ಅವ್ರ ಆಚರಣೆ ನಿಜವಾಗಿ ಯಾರು ಆಚರಣೆ ಮಾಡ್ಬೇಕು ಆಚಾರ್ಯರಿಗೆ? ದೇವರೇ ಕೊಡಬೇಕು ಗೊತ್ತಾಗ ಲೋಕದೃಷ್ಟಿಗೆ ಅಶ್ವಪೇಟೆ ಅಂತ ಅವರು ಒಳಗಿದ್ದ ದೇವರೇ ಕೊಟ್ಟಿದ್ದು ಹೊರಗೆ ಮಾತ್ರ ಅಶ್ವಪೇಟೆ ಮಾಡಿದೆ. ಅದು ದೊಡ್ಡ ಆಗ ಆಯಾ ಯುಗದಲ್ಲಿ ಏನೇನು ಧರ್ಮ ನಡೆಯಬೇಕು ಅಂತ ಹೇಳ್ತಾರ ಅಂತ ಗೊತ್ತಾಗ್ತದೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಈಗ ಅರ್ಥ ಹೇಳ್ತಾರೆ, ಅಥ ಶಬ್ದೋ ಮಂಗಲಾಸ್ತೋ ಅಧಿಕಾರ ಆಂತರ್ಯಾರ್ಥಸ್ಯ. ಅರ್ಥ ಶಬ್ದಕ್ಕೆ ಎರಡರ್ಥ ಇದೆ, ಮಂಗಲ ಅಂತ ಒಂದರ್ಥ ಮತ್ತು ಅಧಿಕಾರ ಆಂತರ್ಯ ಸತ್ಯ ಅರ್ಹತೆ ಸಂಪಾದನೆ ಮೇಲೆ ಮಾಡಿದ ಮೇಲೆ ಅಂತ ಎಮ್ ಎಸ್ ಸಿಗೆ ಅಪ್ಲೈ ಮಾಡಬೇಕು ಏನಾಗಿರ್ಬೇಕು ಅವನು ಬೇಸಿ ಮುಗಿಸಿರ್ಬೇಕು ಫಸ್ಟ್ ಇದ್ದವರು ಅದಕ್ಕೆ ರಿಜೆಕ್ಟ್ ಅದಕ್ಕೆ ಅಧಿಕಾರ ಆಂತರ್ಯ ಸತ್ಯ ಅರ್ಹತೆಯನ್ನು ಸಂಪಾದನೆ ಮಾಡಿದ ಮೇಲೆ ಅಂತ ಪ್ಲಸ್ ಮಂಗಳಾರ್ಥ ಕೂಡ ಹೇಳ್ತಾ ಅಥ ಅಂದ್ರೆ ಮಂಗಳಕರವಾದದ್ದು ಅಥ ಅಂದ್ಬಿಟ್ಟು ಸರ್ ಬೇರೆ ಮಂಗಳಾಚರಣೆ ಬೇಕೇ ಇಲ್ಲ ಅದೇ ಅರ್ಥ ಹೇಳ್ತಾ ಯಾವುದೇ ಒಂದು ಸೂತ್ರದಲ್ಲಿ ಆರಂಭದಲ್ಲಿ ಅಥ ಅಥ ಅಂತ ಉಪಯೋಗಿಸ್ತಾರೆ ಅಥ ಶಬ್ದಕ್ಕೆ ಎರಡು ಅರ್ಥ ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಆಧಾರ ಕೊಡ್ತಾರೆ ಅಥ ಶಬ್ದೋ ಹೇತ್ವರ್ಥ ಅಥ ಶಬ್ದಕ್ಕೆ ಕಾರಣ ಅಂತ ಹೇತ್ವರ್ಥಕವಾದದ್ದು ಅಥ ಶಬ್ದ ಮಂಗಳಾರ್ಥಕವಾದದ್ದು ಮತ್ತು ಆನಂದರ್ಯಾರ್ಥಕವಾದದ್ದು ಅಥ ಶಬ್ದ ಅದಕ್ಕೆ ಮತ್ತೆ ಆಧಾರ ಇಷ್ಟೇ ಬಾರದೇ ಚಂದ್ರ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಸತ್ಯೋಕ್ತ ಸಂಸ್ಕಾರದೆ ಅಂತ ಹೇಳಿ ಚಂದ್ರ ಪುರಾಣ ಕೊಟ್ಕೊಂಡು ಈ ಉತ್ತೈತ್ಯ ಕಾಲದಲ್ಲಿ ಗರುಡ ಪುರಾಣ ಕೊಟ್ಕೊಂಡು ಈ ಪುರಾಣಗಳೆಲ್ಲ ಯಾವ ಉದ್ಯೋಗ ಮಾಡಬೇಕು ತೋರಿಸ್ಕೊಡ್ತಾರೆ ಅಂತ ಅಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ಇದೆ ಪ್ರಶ್ನೋತ್ತರ ರೂಪದಲ್ಲಿ ಗರುಡ ಪುರಾಣಕ್ಕೆ ಬಂದಿದೆ ಏನಂತ ಬಂದಿದೆ ಅಂದರೆ ಗರುಡ ಪ್ರಶ್ನೆ ಮಾಡ್ತಾನೆ ದೇವರು ಉತ್ತರ ಕೊಡ್ತಾನೆ ಗರುಡ ಏನು ಪ್ರಶ್ನೆ ಮಾಡೋದು ಅಥಾಪೂರ್ವಾಣಿ ನಾರಾಯಣ ಎಲ್ಲ ಸೂತ್ರಗಳು ಕೂಡ ಅಥ ಅಥಃ ಶಬ್ದಪೂರ್ವಾಗಿ ಪ್ರಾರಂಭಂತೆ ನಿಯತ್ತೆ ಅಥ ಅಥಃ ಅಂತಲೇ ಪ್ರಾರಂಭ ಆಗುತ್ತೆ ಯಾತಕ್ಕೆ ಅಂತ ಗರುಡ ಕೇಳಿದೆ ಇಲ್ಲಿ ನಮಗೆ ಗೊತ್ತಿರೋ ಸೂತ್ರ ಮುಂದಿದೆ ಅಥಾತೋ ಗುರುವಿಜ್ಞಾನ ಅಥಾತೋ ದೈವಿ ಮೀಮಾಂಸ ಅಥಾತೋ ಧರ್ಮವಿಜ್ಞಾನ ಇವೆಲ್ಲ ಏನಾಗ್ತಾ ಇದೆ ಎಲ್ಲ ಸೂತ್ರಗಳೇ ಫಸ್ಟ್ ಏನಂತಿದೆ ಏನಾದರೂ ಅಥಾತ ಅಥಾತ ಅಂತ ಪ್ರಾರಂಭ ಮಾಡ್ತಾರಲ್ಲ ಯಾತಕ್ಕೆ ನಿಯತ್ತ ಯಜರು ಪ್ರಾರಂಭ ಮಾಡ್ತಾರಲ್ಲ ಯಾತಕ್ಕೆ ಇದು ಸರ್ ಅದಕ್ಕೆ ಉತ್ತರ ಕೊಡ್ತಾರೆ ಕಶ್ಚಾತ್ನ ಪ್ರಶ್ನೆ ಕೇಳ್ತಾರೆ ಕಶ್ಚಾತ್ ಕಷ್ಟ ತಯೋ ವಿದ್ವನ್ ನಾರಾಯಣ ತಯೋ ಕಶ್ಯ ಅರ್ಥ ಅವೆಡೆಗೆ ಏನರ್ಥ ಅಥ ಮತ್ತು ಅಥ ಶಬ್ದಕ್ಕೆ ಏನಂತ ಅರ್ಥ ಮತ್ತು ಉತ್ತಮವಾದ ಅರ್ಥಂ ಅವ್ರು ಹೇಗೆ ಶ್ರೇಷ್ಠ ಏತ ವಾಕ್ಯ ಹಿಮೇ ಬ್ರಹ್ಮನ್ ಸರಿಯಾಗಿ ಅರ್ಥ ಮಾಡ್ಕೊತೇನೆ ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗರುಡ ಪುರಾಣದ ಬಹುಭಾಗ ಬ್ರಹ್ಮ ಗರುಡ ಸಂವಾದ ಗೊತ್ತಾಯ್ತಾ ಬ್ರಹ್ಮ ಅಂದರೆ ಬ್ರಹ್ಮದೇವರೇ ಅಂತ ಇನ್ನು ಕೆಲವೊಮ್ಮೆ ನಾರಾಯಣ ನಾರಾಯಣ ದೇವರೇ ಅಂತ ಏವೋ ಅದಕ್ಕೆ ಗರುಡ ಪುರಾಣ ಅಂತ ಅಭಿಪ್ರಾಯ ಗರುಡ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟ ಪುರಾಣವಾದ್ರಿಂದ ಗರುಡ ಪುರಾಣ ಅಂತ ಗರುಡ ಉತ್ತರ ಕೊಡೋದಿಲ್ಲ ಗರುಡ ಪ್ರಶ್ನೆ ಕೇಳ್ತಾನೆ ಉತ್ತರ ಕೊಡು ಏವೋ ನಾರದೇನ ನಾರದ ಪುರಾಣ ಹಾಗೆ ನಾರದ ಪ್ರಶ್ನೆ ಕೇಳ್ತಾರೆ ಬಂದೇ ಉತ್ತರ ಕೊಡ್ತಾರೆ ನಾರದ ಪುರಾಣ ಅಂತ ಗೊತ್ತಾಯ್ತಾ ನರಸಿಂಹ ಪುರಾಣ ಹ್ಯಾಂಗ್ ಮಾಡ್ಬಾರ್ದು ಮತ್ತೆ ನರಸಿಂಹ ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡ್ತಾರೆ ನರಸಿಂಹರ ವಿಷಯ ಹೇಳೋ ಪುರಾಣ ಸಂದರ್ಭ ನಡೆಸ್ತಾರೆ ವರ ಪುರಾಣ ಅಂತ ವರ ದೇವರು ಯಾರು ಹೇಳ್ತಾರ ಅದನ್ನ ವರಾದೇವಿ ಹೇಳ್ತಾರೆ ನರಣಿ ದೇವಿ ಅಲ್ಲಿ ಹೇಳೋದಷ್ಟು ಕೆಲವರು ಬರುತ್ತೆ ಕೆಳದಷ್ಟು ಕೆಲವರು ಬರುತ್ತೆ ಹೇಳೋದಷ್ಟು ಕೆಳ ಬರ ಕೆಲವೊಮ್ಮೆ ಹೇಳೋದಷ್ಟು ಬರುತ್ತೆ ಕೆಲವರಷ್ಟು ಬರುತ್ತೆ ಆ ಒಂದು ಯುನಿಫಾರ್ಮ್ ಅಪಾರ್ಥ ಮಾಡಿಕೊಂಡ್ರೆ ತಪ್ಪಾಗ ಅಲ್ಲಿ ಯಾರ ಹೆಸರು ಅಲ್ಲಿ ಉಚ್ಚಾರಣೆ ಅರ್ಥ ಮಾಡಬೇಕು ಅಲ್ಲಿ ಯಾವ ರೀತಿಯಲ್ಲಿ ಯಾವ ವಿಷಯ ಬಂದಿದೆ ನೋಡಿಕೊಂಡು ಹೇಳೋದಾರು ಕೇಳೋರು ನೋಡಿ ಅರ್ಥ ಇರ್ತಿದ್ದಾರೆ ಹೊರತು ಮೆಕ್ಯಾನಿಕಲ್ ಆಗಿ ಅರ್ಥ ಮಾಡೋಣ ಸೀತಾ ಜೋಕ ಇರಬಾರ್ದು ಹೇಳ್ತಾ ಹಾಗೆ ಸೀತಾದೇವಿ ಜೋಕ ಇದೆ ತಪ್ಪ ಇರ್ಬೋದು ಸೀತಾದೇವಿ ಜೋಕನೇ ಇಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೀತಾಕೃತಿಯೇ ಜೋಕ ಇರಬಾರ್ದು ಅಂತ ಹೇಳ್ತು ಸೀತಾ ಜೋಕ ಅರ್ಥ ಮಾಡ್ಕೊಳ್ಳೋದು ಏವೋ ನಾರದೇನ ಗೋವಾಚ ಸಪ್ತಮ ಈಗ ನಾರದರಿಂದ ಕೇಳಲ್ಪಟ್ಟ ಬ್ರಹ್ಮದೇವರು ಹೇಳಿ ಸಪ್ತಮ ಸಪ್ತಮ ಅಂದ್ರೆ ಏನು ಸತ್ ಸನ್ ಸತ್ತರ ಸಪ್ತಮ ಸನ್ ಅಂದ್ರೆ ಸತ್ಯನದು ಸತ್ತರ ಅಂದ್ರೆ ಒಳ್ಳೆಯ ಸಜ್ಜನರು ಸತ್ಯಮ ಅಂದ್ರೆ ಮೋಸ್ಟ್ ಸಜ್ಜನರು ಋತುಗಳು ಎಲ್ಲ ಅತ್ಯುತ್ತಮರಾದ ಸಜ್ಜನರಲ್ಲಿ ಸಪ್ತಮ ಸುಪರ್ಲಕ್ಷಿತ ರಾಜಸತ್ತಮ ಮುನಿ ಸಪ್ತಮ ಏನ ಕರೀತಾರೆ ರಾಜರಲ್ಲಿ ಶಕ್ತರಾದರೆ ರಾಜ ಸಪ್ತಮ ಮುನಿಗಳಲ್ಲಿ ಶಕ್ತರಾದರೆ ಮುನಿ ಸಪ್ತಮ ಈಗೆಲ್ಲ ಕರೀತಾರೆ ಆನಂದರಿಯ ಅಧಿಕಾರ್ಯ ಏತ ಕೈವಚ ಅಥಶಬ್ದೋದೀರಿತ ಆನಂದರಿಗೆ ಅಧಿಕಾರಸ್ಯ ಮಂಗಲಾರ್ಥೆ ತಥೈವ ಅಧಿಕಾರ ಬಂದ ಮೇಲೆ ಮತ್ತು ಮಂಗಲಾರ್ಥ ಎಂದರ್ಥದಲ್ಲಿ ಅಥಶಬ್ದ ಅಥಶಬ್ದವನ್ನು ಉಪಯೋಗ ಮಾಡ್ತಾರೆ ಅಥಶಬ್ದ ಹೇತ್ವರ್ಥೇ ಸಮುದೀರಿತ ಅಥಶಬ್ದವನ್ನು ಕಾರಣ ಅರ್ಥದಲ್ಲಿ ಉಪಯೋಗಿಸುತ್ತಾರೆ ಅಂತ ಪರಮಾತ್ಮ ಬ್ರಹ್ಮದೇ ಹೇಳ್ತಾ ಇದ್ದಾರೆ ಪರಶ್ಚಂದ್ರ ಬ್ರಹ್ಮ ವಿಷ್ಣು ಹೇತ್ವರ್ಥ ಇದು ಅರ್ಥಮೇ ಅಥಶಬ್ದ
ಪರಸ್ಯ ಬ್ರಹ್ಮಾನೋ ವಿಷ್ಣುನು ಪ್ರಸಾದ, ಪರಬ್ರಹ್ಮನಾದ ವಿಷ್ಣುವಿನ ಪ್ರಸಾದದಿಂದ ಅಂತನೂ ಆಗ್ತಾ ಇದೆ. ಸಹಿ ಸರ್ವಭೂತಿ ಪ್ರಭುದಾಸತಃ ಪರಮಾತ್ಮನ ವೈಶಿಷ್ಟ್ಯ ಏನು ಅಂದರೆ ಸರ್ವ ಮನೋವೃತ್ತಿ, ಎಲ್ಲರ ಮನಸ್ಸಿನ ವೃತ್ತಿಯನ್ನು ಪ್ರೇರಕನಾದವನೇ ಪರಮಾತ್ಮನೇ, ಎಲ್ಲರ ಮನೋವೃತ್ತಿ ಪ್ರೇರಕನಾದ್ದರಿಂದ ಅವನ ಮನಸ್ಸಿನ ಪೋಷಣ ಸಿಗುತ್ತೆ ಅಂತ. ಚಿತ್ರಿಸ್ತು ಪರಮಾಷ್ಣು ಅಖಲಿಯೋ ಕ್ರಮ ಉತ್ತಮತ್ವ ಯಾತಕ್ಕೆ ಅಂತ ಕೇಳಿದ್ರಲ್ಲ ಅರ್ಥ ಇದೆ, ಎರಡು ಕೇಳಿದ್ರು ಎರಡ ಪ್ರಶ್ನೆ ಕೇಳಿದ್ದು ಎರಡು. ಇವನು ಯಾತಕ್ಕೆ ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಇವುಗಳ ಅರ್ಥ ಇದೆ, ಮತ್ತು ಇವುಗಳು ಯಾಕೆ ಶ್ರೇಷ್ಠ, ಯಾತಕ್ಕೆ ಶ್ರೇಷ್ಠ ಅನ್ನೋದು ಹೇಳ್ತಾರೆ. ಚಿತ್ರಿಸ್ತು ಪರಮಾ ವಿಷ್ಣು ಪ್ರಥಮ ಗೋಪಿನಿಸ್ತು, ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಅಂತ ಬರ್ತಾಗ ಆತನ ಬಾಯಿಂದ ಎರಡು ಶಬ್ದಗಳು ಬಂದದ್ದು, ಅದು ಸೃಷ್ಟಿಯ ಪ್ರಾರಂಭದಲ್ಲಿ ದೇವರ ಶಬ್ದದಲ್ಲಿ ಎರಡು ಶಬ್ದಗಳು ಬಂದು ಬರೋದಿಲ್ಲ. ಏನೇನು? ಓಂಕಾರಕ್ಕೆ ಅಪಶಬ್ದ, ಓಂ ಮತ್ತು ಅಹ ಎರಡು ಶಬ್ದಗಳು ಬಂದು ಅದಕ್ಕೆ ಏನು ಮಾಡಿದರು? ಮೊದಲು ಉಪಯೋಗಿಸಬೇಕು, ತೀರ್ಮಾನ ಪರಮಾತ್ಮನ ಇಂದ ಮೊದಲು ಅಭಿವ್ಯಕ್ತವಾಗಿ ಬಂದಿದ್ದರಿಂದ ಓಂ ಮತ್ತು ಅಪಶಬ್ದಗಳನ್ನು ಆರಂಭದಲ್ಲಿ ಉಪಯೋಗ ಮಾಡತಕ್ಕಂಥದ್ದು ಮಂಗಲಾಷ್ಟಕ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಪ್ರೇರಿತವಾಗಿದೆ ಅಂತ ಅರ್ಥಕ್ಕೆ. ತದ್ದೇ ದುಃಖ ಮೊದಲು ಜಾತಿ ಪರಮಾತ್ಮನೇ ಕಾರಣ ಅಂತ ಹೇಳೋದಕ್ಕೋಸ್ಕರವಾಗಿ ತೃತೀಯ ಅತ ಅಥ ಅತ ಅಥ ಶಬ್ದವನ್ನು ಉಪಯೋಗಿಸಿದ್ದಾರೆ. ತೃತೀಯ ಅದಕ್ಕೆ ಓ ಅಥ ಅತ ಮೂರನೇದು, ಓ ಮೊದಲನೇದು, ಅಥ ಎರಡನೇದು, ಅತಃ ಮೂರನೇದು, ಅದಕ್ಕೆ ತೃತೀಯೋ ಅತಃ ಉದಾಹರಣ. ಅಕಾರ ಸರ್ವಭಾರಾತ್ಮ ಅಥೋ ಬ್ರಹ್ಮಗೀತಾಂತಿ ಅಥ ಆಯಿತು ಮೊದಲಿಗೆ ಅಕಾರ ಅಂದ್ರೆ ಶ್ರೇಷ್ಠವಾದ ಒಂದು ಅಕ್ಷರ ಅಂತ ಹಾಗೆ ಅಕ್ಷರಾಣ ಅಕಾರೋಕ್ತಿ ಭಗವದ್ಗೀತೆಯಲ್ಲಿ ಬಂದಿದೆ. ಅಕ್ಷರಗಳ ಶ್ರೇಷ್ಠವಾದ ಅಕ್ಷರ ಯಾವುದು? ಆ ಅದಕ್ಕೇನೆ ಆ ಈ ಅಂತ ಹೇಳ್ಬೇಕಾದ್ರೆ ಮೊದಲು ಯಾವ ಅಕ್ಷರ ಹೇಳ್ತೇವೆ? ಆ ಅಂತ ಹೇಳ್ತೇವೆ. ಆ ಮೊದಲು ಸರ್ವವಾದ ಅಕಾರದ ಎಲ್ಲ ಶಾಸ್ತ್ರಾರ್ಥ ಬಂದವು ಬಿಟ್ಟಿದೆ, ಅದಕ್ಕೆ ಆ ಅನ್ನೋದು ಬಹಳ ಶ್ರೇಷ್ಠವಾದ ಪದ. ಪರಬ್ರಹ್ಮಾಭಿನಾಯಕ ವಿಶೇಷ ಯಾರು ಹೇಳಿರೋದು? ದೇವರು ಹೇಳಿದ್ರು. ಈಗಲೂ ಅಷ್ಟೇ ಯಾವುದಾದ್ರು ಡಿಸ್ಟೆನ್ಸಲ್ಲಿ ನೋಡಿದರೆ ಈ ಸಂಸ್ಕೃತ ಡಿಸ್ಟೈಡ್ವರೆಗೆ ಆಪ್ಯ ಡಿಸ್ಟೈಡ್ ಬಹಳ ಪ್ರಸಿದ್ಧ. ಅಲ್ಲಿ ಫಸ್ಟ್ ಸಿಡುವ ಆಪಿಗೆ ನೇಮ್ ಆಫ್ ಲಾಡ್ ವಿಷ್ಣು ಅಂತ ಹೇಳಿದ್ರು. ಆ ಶಬ್ದ ಯಾರನ್ನು ಹೇಳುತ್ತೆ? ದೇವರನ್ನು ಹೇಳುತ್ತೆ. ಭಗವದ್ಗೀತೆಯಲ್ಲಿ ಬಂದಿರೋದು ಹಾಗೆ, ಡಿಸ್ಟೈಡ್ಗಳಿರೋದು ಹಾಗೇನೆ, ಆದ ನಾರಾಯಣ ಅಂತಾನೆ. ಅದಕ್ಕೆ ಅಕಾರ ಯಾಕೆ ಕಳಿಸ್ತಾರೆ ಮಕ್ಕಳಿಗೆ? ಮೊದಲು ದೇವರ ಹೆಸರು ಅಂತ ಕಳಿಸ್ತು. ಆ ದೇವರ ಆ ಈ ಬಂದರು ದೇವರ ಹೆಸರು ಕಳಿಸ್ತು. ತಮ್ಮಲ್ಲಿ ಅಜ ಆನಂದ ಇಂದ್ರ ಈ ಆ ಅಂದ್ರೆ ಅಜ ಅಂತ ದೇವರಿಗೆ ಹೇಳ್ತಾರೆ. ತಥವು ಪ್ರಾಣಾಂತಕವು ತೋರಿಸ್ತು ಅಥ ಅಥ ಇದೆ. ತ ಮತ್ತು ಥಗಳಿಗೆ ಏನಂತ ಅರ್ಥ? ಪ್ರಾಣದೇವರು ಅಂತ. ತ ಮತ್ತು ಥ ಪ್ರಾಣಾಂತಕವು ತೋರಿಸ್ತು, ವ್ಯಾಪ್ತಿ ಸ್ಥಿತಿ ವಿಧಾಯ, ವ್ಯಾಪ್ತಿ ಮತ್ತು ಸ್ಥಿತಿಯನ್ನು ಹೇಳ್ತಾ ಇದೆ. ತ ಅಂದರೆ ವ್ಯಾಪ್ತಿ, ಥ ಅಂದರೆ ಸ್ಥಿತಿ. ತ ಅಂದರೆ ವ್ಯಾಪ್ತಿ, ಥ ಅಂದರೆ ಸ್ಥಿತಿ. ತಾಥ ಓಂ ಅಥಾಥೋ ಬ್ರಹ್ಮಗೀತ ಸೊ ಆ ಮೊದಲು ದೇವರ ಹೆಸರು, ತಾಥ ಪ್ರಾಣದೇವರ ಹೆಸರು. ಸೊ ಅಥಾಥ ಅಂದರೆ ಏನಾಯ್ತಾಗ? ಸರ್ವೋತ್ತಮ ಜೀವೋತ್ತಮ ಹೆಸರುಗಳು, ಅದಕ್ಕೆ ಅವನು ಹೇಳ್ತಾರೆ ಅಂತ ಅರ್ಥ ಆಯ್ತಾ. ಅಥಾಥ ಅಂತ ಹೇಳಬೇಕಾದ್ರೆ ನಾರಾಯಣ ಹೆಸರು, ಆ ತಾಥಗಳು ಪ್ರಾಣದೇವರ ಹೆಸರು, ಅದಕ್ಕೆ ಅದನ್ನು ಹೇಳಿದ್ದಾನೆ. ಪ್ರಾಣದೇವರ ಹೆಸರು ವಿಶೇಷ ಏನಂತ ಕೇಳಿದರೆ ವ್ಯಾಪ್ತಿ ಮತ್ತು ಸ್ಥಿತಿ. ತಾಯಿಂದ ವ್ಯಾಪ್ತಿ, ತ ತನೋತಿ ವ್ಯಾಪ್ತ ವ್ಯಾಪ್ತವಾದದ್ದು ಅಂತ ಅರ್ಥ. ಅಥ ಅಂದರೆ ಸ್ಥಿತವಾದದ್ದು ಅಂತ. ಪರ ಬ್ರಹ್ಮದೇವರು ವಾಯುದೇವರು ವ್ಯಾಪ್ತಿಯನ್ನು ಕೊಡ್ತಾರೆ ಜೀವರಿಗೆ, ಶರೀರದೊಳಗೆ, ಮತ್ತು ರಕ್ಷಣೆ ಮಾಡ್ತಾರೆ. ಆದ್ದರಿಂದ ತ ಥ ಅಂತ ಹೆಸರಿಂದ ವಾಚ್ಯರಾಗಿದ್ದಾರೆ. ಅತಶ್ಚ ಪೂರ್ವ ಜಾರಿಯಾಂಬಾ. ಆದ್ದರಿಂದ ಈ ಓಂ ಮತ್ತು ಅಥ ಅತಃ ಶಬ್ದಗಳನ್ನು ಪ್ರತಿ ಶಾಸ್ತ್ರದ ಮೊದಲು ಉಚ್ಚಾರಣೆ ಮಾಡಲೇಬೇಕು ಅಂತ ಅದಕ್ಕೆ ಹೇಳ್ತಾರೆ. ಏತೇ ಸತಾಂಬತ ಅಥಾ ತಶ್ಚಬ್ದಯೋರೇವ್ಯಾಯ ರುದ್ರೇಷು ಮಹಾಪ್ರಾಜ್ಞೇ ವಾದೋ ಪ್ರಯುಜ್ಯತೆ. ಅಥ ಶಬ್ದಯೋರೇವು ವೀರ್ಯಮಾಜ್ಞಾಯ ತತ್ವತ. ಹೀಗೆ ಅಥ ಮತ್ತು ಅಥಶ್ಚಬ್ದಗಳ ಸಾಮರ್ಥ್ಯವನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಜ್ಞಾನಿಗಳಾದವರು, ಮಹಾಪ್ರಾಜ್ಞ ತುಂಬ ಜ್ಞಾನಿಗಳಾದವರು, ಸೂತ್ರೇಷು ಸೂತ್ರಗಳಲ್ಲಿ ತಾವೇವ ಅವೆರಡನ್ನೇ ಆದೋ ಪ್ರಯುಜ್ಯತೆ ಮೊದಲಿಗೆ ಉಪಯೋಗ ಮಾಡ್ತಾರೆ. ಅಥ ಶಬ್ದಗಳ ಇತಿಹಾಸ ಹೀಗಿರೋದ್ರಿಂದ ಜ್ಞಾನಿಗಳಾದವರು ಸೂತ್ರಗಳನ್ನು ಬರೀಬೇಕಾದ್ರೆ ಅಥ ಅಥ ಆದ ಶಬ್ದವನ್ನು ಉಪಯೋಗಿಸ್ತಾರೆ ಅಂತ. ಇಷ್ಟು ಅಥ ಶಬ್ದದ ಅರ್ಥ ಆಯಿತು.
ಇವ್ರ ಪದೇ ಬಂದು ಅಧಿಕಾರ ಬಂದ ಮೇಲೆ ಅಂತ ಹೇಳಿದ್ರಲ್ಲ, ಅಧಿಕಾರ ಅಂತ ಅರ್ಹತೆ ಇಲ್ಲ. ಏನು ಅರ್ಹತೆ ಈಗ ಬ್ರಹ್ಮಸೂತ್ರ ಓದ್ಬೇಕಾದ್ರೆ ಏನು ಅರ್ಹತೆ ಇರಬೇಕು ಅಂದರೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿ ಓದ್ಬೇಕಿದೆಲ್ಲ ಕೂಡ ಅವನ ಬ್ರಹ್ಮಸೂತ್ರ ಓದ್ಬೇಕಾದ್ರೆ ಅರ್ಹತೆ ಇದ್ದು ಓದಿದ್ರೆ ಸರಿ ಇಲ್ಲ ಅವ್ರು ಕರ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಓಕೆ ಆಯ್ತಾ, ಎಮ್ ಎಸ್ಸಿಗೆ ಅಪ್ಲೈ ಮಾಡಿದ್ರೆ ಆ ಉತ್ತಮ ಆಫರ್ ಬಿ ಎಸ್ ಸಿ ಅವ್ರು ಏನು ಮಾಡ್ತಾನೆ ಅವನು ಓದ್ಬೇಕು, ಬಿ ಎಸ್ ಸಿ ಮುಗಿಸೋದು ಬೇರೆ ದಾರಿನೇ ಇದೆ, ಅದಕ್ಕೋಸ್ಕರ ಸಂಪಾದನೆ ಮಾಡಬೇಕಾಗ. ಅಧಿಕಾರಿಗಳು ಮೂರು ವಿಧ ಅರ್ಹತೆ ಇರ್ತಕ್ಕ ಎಲಿಜಿಬಲ್ ಕ್ಯಾಂಡಿಡೇಟ್ ಆ ಸ್ತ್ರೀಟ ಇರ್ತದ ಯಾವ ರೀತಿ ಮಂದ ಮಧ್ಯಮ ಉತ್ತಮತ್ವೇನ ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾಯಿ ಅಧಿಕಾರಿಣ ಮಂದಾಧಿಕಾರಿಗಳು ಮಧ್ಯಮಾಧಿಕಾರಿಗಳು ಉತ್ತಮಾಧಿಕಾರಿಗಳು ಅಂತೇಳಿ ಅಧಿಕಾರಿಗಳು ಮೂರು ವಿಧ. ಗರುಡಶೇಷ ರುದ್ರಾದಿಗಳಲ್ಲಿ ಅಂಥವ್ರು ಅವರು ಉತ್ತಮಾಧಿಕಾರಿಗಳು, ಇನ್ ಮಧ್ಯೆ ಪಿತೃ ಮೊದಲಾದವರಿಗೆ ಅಂಥವ್ರು ಅವರು ಮಧ್ಯಮಾಧಿಕಾರಿಗಳು, ಮನುಷ್ಯರ ಮನುಷ್ಯೋತ್ತಮರು ಅಂಥವರು ಮಧ್ಯಮಾಧಿಕಾರಿ. ಹಾಗೆ ತತ್ರ ಮಂದ ಮನುಷ್ಯು ಮಂದಾಧಿಕಾರಿಗಳು ಅಂದರೆ ಯಾರು, ಮನುಷ್ಯರಲ್ಲಿ ಉತ್ತಮರಿದ್ದಾರಲ್ಲ ಅವ್ರನ್ನೇನಂತ ಕರೀತಾರೆ ಮಂದಾಧಿಕಾರಿಗಳು. ಮಂದ ಅಂದರೆ ಲೋಯಿ ಥರ್ಡ್ ಕ್ಲಾಸ್ ಅಧಿಕಾರಿಗಳು ಅಂದ್ರೆ ಅವರು. ಮಧ್ಯಮ ಋಷಿಗಂಧರ್ವಾಹ ತತ್ರೋತ್ತಮ ಮಧ್ಯಮಾಧಿಕಾರಿಗಳು ಯಾರು, ಋಷಿಗಂಧರ್ವ ಋಷಿಗಳು ಗಂಧರ್ವರೆಲ್ಲ ಬ್ರಹ್ಮಪುತ್ರಗಳಿಗೆ ಮಧ್ಯಮಾಧಿಕಾರಿಗಳು. ದೇವಾ ತತ್ರೋತ್ತಮ ಮತ ಋಷಿ ದೇವತೆಗಳೆಲ್ಲ ಉತ್ತಮಾಧಿಕಾರಿಗಳು. ಇತಿ ಜಾತಿ ಕೃತು ಭೇದ ಗುಣಪೂರ್ವಕ ದೇವತ್ವಾದಿ ಜಾತಿಗಳನ್ನು ಮುಂದಿಟ್ಕೊಂಡು ಹೇಳಿದಂಥ ಮಂದವತ್ನೆ ಉತ್ತಮತ್ವೇನ ಅಧಿಕಾರಿಗಳು. ಇನ್ನೊಂದಿದೆ, ಅದು ಗುಣಗಳನ್ನು ನೋಡಿ ತೀರ್ಮಾನ ಮಾಡೋದು. ಇದು ಜಾತಿ ನೋಡುತ್ತಿರುವ ದೇವ ಜಾತಿ ಋಷಿ ಜಾತಿ ಮನುಷ್ಯ ಜಾತಿ ತೀರ್ಮಾನ ಮಾಡೋದು ಈ ವೈದ್ಯ ಮೇಲೆ. ಇನ್ನು ಗುಣಗಳಿಂದ ತೀರ್ಮಾನ ಮಾಡೋದಾದರೆ ಗುಣಪೂರ್ವಕ ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತು ಅಧ್ಯಯನವಾನ್ ನರಹ ಪರಮ ಸಮಾಧಿ ಸಂಯುಕ್ತೋ ಅಧ್ಯಮಾಗತ. ಈ ಲೋಯಸ್ಟ್ ಅಧಿಕಾರಿ ಯಾರು ಅಂದರೆ ಭಕ್ತಿಮಾನ್ ಪರಮೇ ವಿಷ್ಣು, ದೇವರಲ್ಲಿ ಒಳ್ಳೆ ಭಕ್ತಿ ಇದೆ. ಮತ್ತೆ ಇನ್ನೇ ಅಧ್ಯಯನವಾನ್ ನರ ಶಾಸ್ತ್ರಾಭ್ಯಾಸವನ್ನು ಮಾಡ್ತಾನೂ ಇದ್ದಾನೆ, ದೇವರಲ್ಲಿ ಭಕ್ತಿ ಇದೆ ಶಾಸ್ತ್ರಾಭ್ಯಾಸನೂ ಮಾಡ್ತಾನೆ. ಇದೆಂಥ ಅಧಿಕಾರಿ ಇಲ್ಲ ಅಧಮಾಧಿಕಾರಿ ಅಂತ ಕರೆ. ಸಮಾಧಿ ಸಂಯುಕ್ತ ಮಧ್ಯಮ ಸಮುದಾಹೃತ, ಅದರ ಜೊತೆಗೆ ಶಮದಮಾಧಿ ಸಂಪತ್ತಿ ಇದ್ದಾರಲ್ಲ ಅವರು ಯಾರು, ಮಧ್ಯಮಾಧಿಕಾರಿ ಗುಣದಿಂದ ತೀರ್ಮಾನವಾಗಿರ್ತಕ್ಕಂಥ ವಿಚಾರ. ಆ ಬ್ರಹ್ಮಸ್ತಂಭ ಪರ್ಯಂತಂ ಅಧಾರಂ ಚಾಪ್ಯ ನಿತ್ಯಕಂ ವಿಜ್ಞಾನ ಜಾತ ವೈ ರಾಜ್ಯೋ ವಿಷ್ಣು ಪಾದೈಕ ಸಂಶ್ರಯ ಬಹುತ್ತಮೋ ಅಧಿಕಾರಿ ಸನ್ಯಸ್ತಾಹಿರಕರ್ಮವಾನ್. ಉತ್ತಮಾಧಿಕಾರಿಗಳು ಯಾರು ಅಂದರೆ ಭಕ್ತಿನೂ ಇದೆ ಅವನಲ್ಲಿ, ಅಧ್ಯಯನನೂ ಮಾಡ್ತಾನೆ, ಸಮಾಧಿಗಳನ್ನು ಹೊಂದಿದ್ದಾನೆ, ಜಾತ ವೈರಾಗ್ಯ ಒಳ್ಳೆ ವಿರಕ್ತನಾಗಿದ್ದಾನೆ ಅವನಿನ್ನೂ ಜಾಸ್ತಿ. ವಿಷ್ಣು ಪಾದೈಕ ಸಂಶಯ ಬೇರೆ ಫಲಾಪಕ್ಷೆ ಏನು ಇಲ್ಲ ಅವನಿಗೆ, ಸದಾಕಾಲ ವಿಷ್ಣು ಪಾದದಲ್ಲೇ ಅವರು ಮನಸ್ಸಾಕಿದ್ದಾರೆ. ತಪೋತ್ತಮ ಅಧಿಕಾರಿ ಸನ್ಯಸ್ತ ಅಖಿಲ ಕರ್ಮ ಎಲ್ಲ ಕರ್ಮಗಳನ್ನು ಕೂಡ ಕೃತಾರ್ಥ ಬುದ್ಧಿಯಿಂದ ಸಮರ್ಪಣೆ ಮಾಡತಕ್ಕಂತಹ ಯೋಗ್ಯತೆ ಇರತಕ್ಕಂತಹ ವ್ಯಕ್ತಿ ಏನಂತ ಕರೀತಾರೆ, ಉತ್ತಮಾಧಿಕಾರಿ ಅಂತ ಕರೀತಾರೆ. ಉತ್ತಮಾಧಿಕಾರಿ ಇಂಥವು, ಮಧ್ಯಮಾಧಿಕಾರಿ ಅಧ್ಯಯನ ಮಾಡತಕ್ಕಂಥವನು, ಪ್ಲಸ್ ಭಕ್ತಿ ಶಮಾಧಾಯವನ್ನು ಹೊಂದಿದ್ದಾರೆ. ಶಮದವಾದಿ ಸಂಪತ್ತಿ ವಿಶೇಷ, ಬರೀ ಭಕ್ತಿ ಇದು ಬರೀ ಓದಾಭ್ಯಾಸ ಇದ್ದರೆ ಅನಮಾಧಿಕಾರಿ. ನಾವೆಲ್ಲ ಯೋಚನೆ ಮಾಡ್ತೇವೆ ಯಾವ ಮುಖಲ್ಲಿ ಬರ್ತೇವೆ ಇದ್ದೆ ಯಾವುದಲ್ಲೂ ಬರೋ ಚಾನ್ಸ್ ಇರೋದಲ್ಲ, ಅದಲ್ಲ ಮೂರು ಇಲ್ಲದೇ ಇರೋ ಸಂಭವ ಇರ್ತದೆ. ಆದಷ್ಟು ಕೂಡ ಒಂದೊಂದಿನ ಟ್ರೈ ಮಾಡಿ, ಮತ್ತು ಬೇಸಿಕ್ ಯಾವುದು ಖರ್ಚು ಎಲ್ಲರೂ ಕಾಮನ್ ಫ್ಯಾಕ್ಟರ್ ಭಕ್ತಿ ಆದ್ದರಿಂದ ಭಕ್ತಿ ಫಸ್ಟ್ ಇರಬೇಕು. ಆಮೇಲೆ ಎರಡನೇದು ಏನಬೇಕು, ಓದ ಅಭ್ಯಾಸ ಇರಬೇಕು. ಮೂರನೇದು ಏನಬೇಕು, ಶಮದವಾದಿ ಸಂಪತ್ತಿ ಇರಬೇಕು. ನಾಲ್ಕನೇದು ಏನಬೇಕು, ವೈರಾಗ್ಯ ಇರಬೇಕು. ಐದನೇದಾಗಿ ಸಕಲ ಕರ್ಮಗಳನ್ನು ಕೃತಾರ್ಥ ಮಾಡ್ತಕ್ಕ ಸಾಮರ್ಥ್ಯ ಇರಬೇಕು. ಇವೆಲ್ಲ ಬರ್ತಾ ಅಧಿಕಾರ ಜಾಸ್ತಿ ಆಗ್ತಿರುವ ಕರ್ಮವಾನ್ ಇದೆ. ಅಧ್ಯಯನ ಮಾತ್ರ ಬತಃ ಮುಂದೆ ಬ್ರಹ್ಮಸೂತ್ರವನ್ನೇ ಹೇಳ್ತಾರೆ. ಅಧ್ಯಯನ ಮಾತ್ರವತ ಸೂತ್ರ ಬೇರೆ ಎಲ್ಲ ಹೋದಾಗ ವೇದಾಧ್ಯಯನವನ್ನು ಮಾಡಿರ್ತಾರೆ ಅವರು ಬ್ರಹ್ಮಸೂತ್ರ ಹೋಗ್ಬೇಕು ಅಂತ ದೂರವರೆಗೆಲ್ಲ ತಿಳಿಯೋದಿಲ್ಲ ಅಂತ ನಾ ಅಭಿಷೇಕ ಇತ್ಯಾದಿ ಸೂತ್ರಗಳಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಶಾಂತೋ ಶಾಂತಃ ಅಪರತಃ ನಿಧಿಚ್ಛು ಸಮಾಹಿತೋ ಆತ್ಮನ್ನೇವ ಮಧ್ಯೆ ಉಪನಿಷತ್ ಹೇಳ್ತಾ ಇದೆ. ದೇವರಲ್ಲಿ ಯಾವ ಧ್ಯಾನ ಮಾಡಕ್ಕೆ ಬರುತ್ತೆ ಅಂದರೆ ಶಾಂತಃ ದಾಂತಃ ಶಾಂತ ಅಂದರೆ ಶವ ಹೊಂದಿರುವುದು, ದಾಂತ ಅಂದರೆ ದವ ಹೊಂದಿರುವುದು, ಆಮೇಲೆ ಉಪರತಃ ಎಲ್ಲ ವೈರಾಗ್ಯ ಹೊಂದಿರುವುದು, ಚಿಕಿತ್ಸು ದುಃಖ ದುಃಖಾದಿಗಳಲ್ಲಿ ತಾನೇ ಇರಬೇಕು, ಸಮಾಹಿತ ದೇವರು ವಿಶೇಷ ನಿತ್ಯ ಹೊಂದಿರಬೇಕು. ಭೂತ್ವಾ ಹೀಗಿದ್ರೆ ಆತ್ಮನ್ನೇವ ಅಪಮಾನ ಪಶ್ಯ, ತನ್ನ ಮನಸ್ಸಿನೊಳಗೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವ, ಉಳಿದವರಿಗೆಲ್ಲ ಸಾಧ್ಯ ಆಗೋದಿಲ್ಲ, ಇಷ್ಟ ಅರ್ಹತೆ ಇದ್ದವರಿಗೆ ಸಾಧ್ಯ. ಪರಿಷ್ಟಲೋಕಾನ್ ಸರ್ವಚಿತಾನ್ ಬ್ರಾಹ್ಮಣೋ ವೇದ ಮಾಯಾ, ಬ್ರಾಹ್ಮಣಿಗೆ ವೈರಾಗ್ಯ ಬರಬೇಕು. ಯಾರು ಬರಬೇಕು ವೈರಾಗ್ಯ? ಈಗ ಯೋಚನೆ ಮಾಡ್ತಾ ಹೋಗ್ತಾರೆ, ಎಷ್ಟೆಷ್ಟು ಕೆಲಸ ಮಾಡಿದ್ರು ಕೂಡ ಅವನಿಗೆ ಏನಾಗುತ್ತೆ ಅದು? ಪರೀಕ್ಷ ಕರ್ಮಜಿತೋ ಲೋಕಾನ್ ಕರ್ಮಜಿತ, ಈ ಯಾವುದೇ ಕರ್ಮದಿಂದ ಬರತಕ್ಕಂಥ ಫಲಕ್ಕೆ ಲಿಮಿಟೇಷನ್ ಇದೆ. ಕರ್ಮಾಚರಣೆಯಿಂದ ಏನು ಫಲ ಪಡೀತಾನೆ ಫಲ ಏನಾಗಿರುತ್ತೆ ಲಿಮಿಟೆಡ್ ಆಗಿರುತ್ತೆ. ಸೊ ಕರ್ಮದಿಂದ ನಾವು ಮೋಕ್ಷ ಪಡೆಯಲು ಸಾಧ್ಯ ಇಲ್ಲ, ಯಾಕೆ ಮೋಕ್ಷ ಲಿಮಿಟೆಡ್ ಫಲ ಅಲ್ಲ, ಅನ್ಲಿಮಿಟೆಡ್. ಅಲ್ಲಿ ಹೋಗ್ಬೇಕಾದ್ರೆ ಏನು ಬೇಕು? ಜ್ಞಾನನೇ ಬೇಕು, ತೀರ್ಮಾನ ಮಾಡಬೇಕು. ಉದಾಹರಣೆಗೆ ಎಂಥ ಕೂಲಿ ಮಾಡಿ ಎಷ್ಟು ಸಂಬಳ ಕೊಡ್ತಾರೆ ನಿಮಗೆ? ಕರ್ಮ ಎಷ್ಟೇ ಫೈನ್ ಕೂಲಿ ಮಾಡಿದ್ರು ಕೂಡ ಅನಾವತ್ ಬೂಟಿ ಹೆಚ್ಚಾಗಿದ್ರು ಕೂಡ ಎಷ್ಟು ಕೊಡ್ಬೋದು ನಿಮಗೆ? ಇದು 100-200,000 ಕೊಡುವ, ಅಷ್ಟೇ, ಇನ್ನೂ ಜಾಸ್ತಿ ಕೊಡೋದಿಲ್ಲ. ಅಲ್ಲಿ ಎಜುಕೇಷನ್ ಇದ್ರೆ ಎಷ್ಟು ಸಂಬಳ ಬರುತ್ತೆ? ಕೂಲಿಯವ್ರು ಎಲ್ಲರೂ ಪೆನ್ಷನ್ನು ಪೇಮೆಂಟ್ ಕೊಡ್ತು ನೋಡಿದ್ದಾರೆ ಎಲ್ಲರೂ ಕೊಡೋದು? ಕೂಲಿಯವ್ರಿಗೆ ಪೆನ್ಷನ್ ಇಟ್ಕೊಂಡು ಕೊಡ್ತಾರಾ? ಅವ್ನಿಗೆ ಯಾರು ಡೇಸ್ ಕೊಡ್ತಾರಾ? ನೀವು ಬೆನಿಫಿಟ್ ಇರುತ್ತಾ ಏನು? ಎಷ್ಟು ಸ್ಟಡಿ ಆಗಿದ್ರು ಕೂಡ, ಎಷ್ಟು ಫಿಸಿಕಲ್ ಎಫೆಕ್ಟ್ ಹಾಕಿದ್ರು ಕೂಡ ಅವನು ಸಂಪಾದನೆ ಎಷ್ಟಿರುತ್ತೆ? ವೆರಿ ಲಿಮಿಟೆಡ್. ಆಯಿತಾ, ಅವ್ರು ಕ್ವಾರ್ಟರ್ಸ್ ಕೊಡ್ತಾರಾ ಕೂಲಿಯವರಿಗೆ? ಏನು ಕೊಡೋದು. ಆದರೆ ಇವರಿಗೆ ಓದಿದವರಿಗೆ ಒಳ್ಳೆ ಶ್ರೀಮಂತ ಲೋಕದೊಳಗೇನೆ, ಬರೀ ಕೂಲಿ ಮಾಡೋದ್ರೆ ಕರ್ಮ, ನಾಲೆಡ್ಜ್ ಎಜುಕೇಷನ್ ಆಗಿರೋದು ಜ್ಞಾನ, ಎಜುಕೇಟೆಡ್ ಇರೋ ಬೆನಿಫಿಟ್ಸು ಅನೇಕ ಜನರಿಗೆ ಸಿಗೋದು ಸಾಧ್ಯ ಇದೆ ಲೋಕದೊಳಗೆ. ಅದೇ ರೀತಿಯೇ ತತ್ವಜ್ಞಾನ ಇರೋರಿಗೆ ಸಿಗೋ ಬೆನಿಫಿಟ್ಸು ಬರೀ ಕರ್ಮಾಚರಣೆ ಮಾಡಲು ಬರೋದಿಲ್ಲ. ಇದು ಅರ್ಥ ಮಾಡ್ಕೊಂಡು ಏನು ಮಾಡೋಕ್ಕೆ ಯಾವಾಗ ನಾವು ಪರೀಕ್ಷೆ ಲೋಕಾಲ್ ಕರ್ಮಚಿತ ಬ್ರಾಹ್ಮಣೋ ನಿರ್ವೇದ ಮಾಯ, ಕರ್ಮಾಚರಣೆ ಮಾಡಿ ಬರತಕ್ಕಂಥ ಫಲಗಳು ಯಾವಾಗಲೂ ಕೂಡ ಅತ್ಯಂತ ನಶ್ವರವಾದ್ದರಿಂದ ಬ್ರಾಹ್ಮಣ ವೇದಾಧ್ಯಯನ ಮಾಡತಕ್ಕಂಥ ಪುರುಷ ಜ್ಞಾನಿಯಾದವನು ವೈರಾಗ್ಯವನ್ನು ಹೊಂದಿ ಯಾವ ಕಡೆ ಗಮನ ಕೊಡಬೇಕು? ಜ್ಞಾನದಲ್ಲಿ ಗಮನ ಕೊಡಬೇಕು. ಅಂಥವರಿಗೆ ಉದ್ಯೋಗ ಬರುತ್ತೆ, ಬೇರೆ ಉದ್ಯೋಗ ಬರೋದಿಲ್ಲ. ನಾಶ್ಯ ಕೃತಕೃತೇನ ಕರ್ಮ ಅಂತ ಕರ್ಮಾಚರಣೆಯಿಂದ ಬರತಕ್ಕಂಥ ಲೋಕಗಳು ಲೋಕಗಳಿದ್ದು ಕರ್ಮಾಚರಣೆಯಿಂದ ಅಕೃತಃ ನಾಸ್ತಿ, ಅಕೃತಃ ವೈಕುಂಠ ಲೋಕ ನಾಸ್ತಿ. ಅಂದರೆ ವೈಕುಂಠ ಲೋಕ ನಿತ್ಯವಾದ ಲೋಕ, ಕರ್ಮಗಳು ಅನಿತ್ಯವಾದ ಲೋಕ. ಅನಿತ್ಯವಾದ ಕರ್ಮಾಚರಣೆಯಿಂದ ನಿತ್ಯವಾದ ಲೋಕ ಎಂದೂ ಸಿಗೋದಿಲ್ಲ. ನಿತ್ಯವಾದ ಯಾವ ಜೀವನಿಗೆ ಜ್ಞಾನ, ಸೊ ಜ್ಞಾನದಿಂದ ಮೋಕ್ಷನೇ ಹೊರತು ಕರ್ಮಾಚರಣೆ ಬದಲಾದವುಗಳಿಂದ ಮೋಕ್ಷ ಅಲ್ಲ. ಸೊ ಕರ್ಮಾಚರಣೆ ಬಿಡಬೇಕು ಅಂತಲ್ಲ, ಅಲ್ಟಿಮೇಟ್ ಅಂತ ತಿಳ್ಕೋಬಾರ್ದು. ಗೊತ್ತಾಯ್ತಾ? ಕರ್ಮಾಚರಣೆ ಮಾಡೋದಕ್ಕೆ ಏನಿರಬೇಕು? ಜೊತೆಗೆ ಜ್ಞಾನ ಇರಬೇಕು. ಜ್ಞಾನ ಓರಿಯೆಂಟೆಡ್ಡಾಗಿ ಮನೆಯಿಂದ ಬದುಕಬೇಕು ಹೊರತು ಕರ್ಮ ಓರಿಯೆಂಟೆಡ್ಡಾಗಿ ಬದುಕಬಾರ್ದು. ಜ್ಞಾನ ಓರಿಯೆಂಟೆಡ್ಡಾಗಿ ಬದುಕಿದಾಗ ಕರ್ಮಾಚರಣೆ ಮಾಡಬೇಕಾದ್ರೆ ಏನಿರುತ್ತೆ ಅಂತ ಹೇಳಿಯೊಳಗೆ ಜ್ಞಾನ ಇರ್ತದೆ. ಬರೀ ಕರ್ಮ ಓರಿಯೆಂಟೆಡ್ ಆಗಿಬಿಟ್ರೆ ಜ್ಞಾನ ಇರೋದಿಲ್ಲ, ಅದರಿಂದ ಉದ್ಧಾರ ಆಗೋದಿಲ್ಲ. ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಆಗಿರಬೇಕು ಅಂತ ಅದಕ್ಕೆ ಭಗವದ್ಗೀತೆ ಹೇಳ್ತಾರೆ. ಸರ್ವಂ ಕರ್ಮಾಚರಣಂ ಪಾರ್ಥ ಜ್ಞಾನೇ ಪರಿಸಮಾಪ್ತಿ, ಎಲ್ಲ ಕರ್ಮಗಳಿಗೆ ಪೂರ್ಣ ಫಲ ಸಿಗೋದು ಯಾವಾಗ? ಜ್ಞಾನ ಬಂದರೆ ಮಾತ್ರ. ಇಂಥವರು ಎಲ್ಲರೂ ವೇಷ ಯಮೇ ವೈಷವೃತೆ ಮತ್ತೆ ಹೇಳ್ತಾರೆ, ಗುರುಗಳತ್ರ ಹೋಗ್ಬೇಕು. ಆಮೇಲೆ ವೈರಾಗ್ಯ ಬಂದರೆ ಏನು ಮಾಡಬೇಕು? ಗುರುಗಳತ್ರ ಹೋಗ್ಬೇಕು. ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಛೇ, ಜ್ಞಾನವನ್ನು ಸೆರಕ್ಕೆ ತಡೆ ಮಾಡಿ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನಿಮ್ಗೆ ಎಲ್ಲಿ ಹೋಗಬೇಕು? ಗುರುಗಳ ಹತ್ರನೇ ಹೋಗ್ಬೇಕು. ಹೇಗೆ ಹೋಗ್ಬೇಕು? ಸಮಿತ್ ಪಾಣಿ, ಸಮಿತ್ ಪಾಣಿ ಬಂದು ಎರಡರ್ಥ. ಸಮಿತ್ ತೊಗೊಂಡು ಹೋಗ್ಬೇಕು ಅಂತ ಗುರುಗಳಿಗೆ ಶಿಷ್ಯ ಏನು ಕಾಣಿಕೆ ಕೊಡ್ತಾನಾಗ? ಏನಿರೋದಿಲ್ಲ, ಓದಕ್ಕೆ ಅಂತ ಹೋಗ್ತಾನಷ್ಟೆ. ಅದು ಬರೀ ಕೈಲಿ ಹೋಗ್ಬಾರ್ದು. ಹೇಗೆ ಹೋಗ್ತಾರೆ? ಸಮಿತ್ ನೋಡಿ ಹೋಯ್ತಾರೆ. ಸಮಿತ್ ತೊಂದರೆ ಏನು? ಯಜ್ಞಕ್ಕೆ ಆಗ್ತಕ್ಕಂಥ ಕಾಸ್ತದೆ ತೊಗೊಂಡು ಹೋಗ್ತಾರೆ. ಹರಡಿ ಕಾಸ್ತ, ಚಿಮಿ ಕಾಸ ತೊಗೊಂಡು ನಿಷ್ಠಾವು ಕೊಡ್ತಾರಂತೆ. ಗುರುಗಳಿಗೆ ಬೇಕಾದಷ್ಟೇ ಇನ್ನೇನು ಬೇಕಿಲ್ಲ ಅವರಿಗೆ, ಅದು ತೊಗೊಂಡು ಉಪಯೋಗ ಮಾಡಿದ್ದೆ ಗುರುಕಾಣಿ ಆರಂಭದಲ್ಲಿ. ವಿದ್ಯಾಭ್ಯಾಸ ಮುಗಿದ್ಮೇಲೆ ಏನು ಮಾಡಬೇಕು? ಗುರುವಷ್ಟೆ ಕೊಡೋದು. ನಾವು ಲೋಕಿಸಿದೊಳಗೆ ಮೊದಲು ಫೀಸ್ ಕೊಟ್ಟೆ ಅಡ್ಮಿಷನ್ ಹೋಗ್ತಾರೆ. ಶಾಸ್ತ್ರದಲ್ಲಿ ಆಗಲ್ಲ, ಓದು ಓದೇ ಇರೋದು ಫೀಸ್, ಓದು ಓದಲ್ಲಿ ಫೀಸ್ ಶಾಸ್ತ್ರದಲ್ಲಿ. ಮೊದಲೇ ಫೀಸ್ ಲೋಕಿಸಿದೊಳಗತ್ತೆ. ಸಮಿತ್ ಪಾಣಿ ಇನ್ನೊಂದು ಅಂತೆ, ಸಮಿತ್ ಪಾಣಿ ಅಂದ್ರೆ ಏನು? ಕೈ ಜೋಡಿಸ್ಕೊಂಡು ಹೋಗಬೇಕು ಅಂತ. ಸದ್ದಿಜ್ಜಿ ಪ್ರತಿಪಾದೇನ ಪರಿಪ್ರಶ್ನೆಯನ್ನ ಸೇವೆ, ಕೈ ಜೋಡಿಸ್ಕೊಂಡು ಹೋಗಬೇಕಾದ್ರೆ ಅಹಂಕಾರದಿಂದ ಹೋಗಬಾರ್ದು, ಹೋದರೆ ಸಿಗೋದಿಲ್ಲ ಅಂತ. ಶ್ರೋತ್ರಿಯಂ ಬ್ರಹ್ಮಾನಿಷ್ಠಂ, ಯಾರತ್ರ ಹೋಗಬಾರ್ದು ಅಂತ ಗುರುಗಳತ್ರ. ಶ್ರೋತ್ರಿಯಂ ಅಂತ ಕೇಳ್ತಾರೆ, ಶ್ರೋತ್ರಿಯರಾದಂತಹ ಬ್ರಹ್ಮನಿಷ್ಠಂ ದೇವರಲ್ಲಿ ಭಕ್ತಿ ಇರತಕ್ಕಂಥ ಗುರುಗಳತ್ರ ಹೋಗ್ಬೇಕೆ ಹೊರತು ಭಕ್ತಿಯಿಂದ ಹೋಗಿ ಓದಿದ್ದಾನೆ, ಭಕ್ತಿನೇ ಇಲ್ಲ, ಉಪಯೋಗ ಇಲ್ಲ, ಭಕ್ತಿ ಇದೆ ಓದೇ ಇಲ್ಲ, ಅವನು ಆಗಬಾರ್ದು. ಶ್ರೋತ್ರಿಯನಾದ ಶ್ರೋತ್ರಿಯ ಅಂದ್ರೆ ಏನು? ಶ್ರವಣಾದಿಗಳನ್ನು ಮಾಡಿಕೊಂಡು ಬರತಕ್ಕಂಥ ಶ್ರೋತ್ರಿಯ ಅಂತ ಕೇಳ್ತಾರೆ. ಬರೀ ಎಷ್ಟು ಕರ್ಮಾಚರಣೆ ಮಾಡಿ ಸ್ತೋತ್ರ ಏನಲ್ಲ, ಶ್ರವಣಾದಿಗಳನ್ನು ಮಾಡಿಕೊಂಡು ಶಾಸ್ತ್ರಾಧ್ಯಯನ ಮಾಡ್ಕೊಂಡಿರಬೇಕು, ದೇವರಿಗೆ ಭಕ್ತಿ ಇರಬೇಕು, ಅಂಥವ್ರು ಹೋಗ್ಬೇಕೆ ಹೊರತು ಬರೀ ಭಕ್ತಿ ಇದ್ರೆ ಹೇಳ್ಕೊಳ್ಳೋ ಶಕ್ತಿ ಇಲ್ಲ, ಉಪಯೋಗ ಇಲ್ಲ. ಬರೀ ಓದಿದ್ರೆ ಭಕ್ತಿಷ್ಠನೇ ಇಲ್ಲ, ಹೇಳ್ಕೊಬಾರ್ದಿಲ್ಲ, ಎರಡೂ ಇರಬೇಕು. ಅವನ ಸ್ವಲ್ಪ ಆಚಾರ ವಿಚಾರ ಎರಡೂ ಇರಬೇಕು ಅಂತ ಅರ್ಥ. ಇಷ್ಟು ಹೇಳಿ ಇನ್ನೊಂದು ಮಾತಾಡಿದ್ದಾರೆ. ಇದೆಲ್ಲ ಯಾತಕ್ಕೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಗೊತ್ತೇನು, ನಮಗೆ ಜ್ಞಾನ ಬಂದರೆ ಮೋಸ್ಟ್ ಆಗೇ ಬೇಕು, ಬೇರೆಕೋ ಭಕ್ತಿ ಇಲ್ಲಿ ಬೇಕಾಗಿಲ್ಲ ಅಂತ ಒಂದು ವಾದ ಇತ್ತು. ಬೇರೆ ಎಲ್ಲ ಶಾಸ್ತ್ರಕಾರರ ಪ್ರಕಾರ ಮೋಕ್ಷಕ್ಕೆ ಜ್ಞಾನ ಬೇಕು, ಭಕ್ತಿ ಬೇಡ ಅಂತ ಅವರು ವಾದ ಆಚಾರ ಹೇಳ್ತಾರೆ. ತಪ್ಪರು ಉಪನಿಷತ್ತರು ಹೇಳ್ತಾ ಇದ್ದಾರೆ, ದೇವರು ಯಾರಿಗೆ ಒಲಿತಾನೆ, ಇವೇ ಇವೇ ಚೌಡೇ ಲಕ್ಷ ಆತ್ಮ ಪರಮಾತ್ಮ ಯಾರಿಗೆ ಒಲಿತಾನೋ ಅವರಿಗೆ ಮೋಕ್ಷ ಕೊಡ್ತಾನೆ ಹೊರತು ಬೇರೆಯವರಿಗೆಲ್ಲ ಕೊಡೋದಿಲ್ಲ. ಸ್ಪಷ್ಟ ಕಠೋಪನಿಷತ್ ಹೇಳ್ತಾ ಇದೆ, ದೇವರು ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡೋದಿಲ್ಲ, ತನ್ನ ಸ್ವರೂಪ ತಿಳಿಸಿಕೊಡೋದಿಲ್ಲ, ತಾನು ಯಾರಿಗೆ ಒಲಿತಾನೋ ಅವರಿಗೆ ಮಾತ್ರ ಕೊಡ್ತಾನೆ. ಆದ್ದರಿಂದ ಮತ್ತೆ ಏನು ಕೆಲಸ ಮಾಡೋದು, ದೇವರು ಒಲಿಸ್ಬೇಕು. ಒಲಿಸ್ಬೇಕಾದ್ರೆ ಏನಿರಬೇಕು, ಭಕ್ತಿ ಇರಬೇಕು. ಭಕ್ತಿ ಒಲಿಮೆಗೆ ದೊಡ್ಡ ಸಾಧನ. ಅವ್ರು ಎರಡನ್ನೂ ಮಿಸ್ ಮಾಡ್ಕೊಬಿಟ್ರು ಬೇರೆ ಭಾಷೆಗಳು. ನಮ್ಮ ಸೈಡಿಂದ ಭಕ್ತಿ ಬೇಡ ಅಂತಾರೆ, ದೇವ್ರ ಸೈಡಿಂದ ಅನುಗ್ರಹ ಬೇಡ ಅಂತಾರೆ. ದೇವ್ರ ಸೈಡಿಂದ ಅನುಗ್ರಹ ಬೇಕು, ನಮ್ಮ ಸೈಡಿಂದ ಭಕ್ತಿ ಬೇಕು. ಆಗ ಅನುಗ್ರಹ ಮಾಡ್ತಾನೆ ಹೊತ್ತು ಇದು ಅವರೇ ಮಾಡೋದಿಲ್ಲ. ಇದಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ, ಯಶ್ಚ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಪ್ರತ್ಯೇಕೇ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಇತ್ಯಾದಿ ಯಶ್ಚ ದೇವೇ ಪರಾಭಕ್ತಿ. ಯಾವರಿಗೆ ದೇವರಲ್ಲಿ ಪರಾಭಕ್ತಿ ಅದು ಹೆಚ್ಚಿನ ಭಕ್ತಿ ಇದೆಯೋ, ಯಥಾ ದೇವೇ ತಥಾ ಗುರು ದೇವತೆಗಳಲ್ಲಿ ಗುರುಗಳಲ್ಲಿ ತಾರತಮ್ಯಕ್ರಮದಲ್ಲಿ ಭಕ್ತಿ ಇದೆಯೋ, ಬಹಳ ಮುಖ್ಯ ಇದೆ. ಬರೀ ದೇವರನ್ನು ಭಕ್ತಿ ಮಾಡಿದರೆ ಸಾಲದು, ದೇವರಲ್ಲಿ ಸರ್ವೋತ್ಕೃಷ್ಟವಾದ ಭಕ್ತಿ ಮಾಡಬೇಕು, ದೇವತೆಗಳಲ್ಲಿ ಗುರುಗಳಲ್ಲಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು. ಪ್ರತ್ಯೇಕೆ ಗತಿತ ಅರ್ಥ ಅಂಥವರಿಗೆ ಮಾತ್ರ ಶಾಸ್ತ್ರದಲ್ಲಿ ಗುರುಗಳು ಏನು ಉದ್ದೇಶ ಮಾಡ್ತಾರೆ ಅವು ತಿಳಿಯುತ್ತೆ, ಒಂದು ಬೇರೆ ವಿಷಯ ತಿಳಿಯೋದಿಲ್ಲ. ಅಂದರೆ ಯಾರಿಗೂ ಗುರುಭಕ್ತಿ ಹರಿಭಕ್ತಿ ಎರಡೂ ಇಲ್ಲ ಅವರಿಗೆಂದು ಶಾಸ್ತ್ರಾರ್ಥ ತಿಳಿಯೋದಿಲ್ಲ ಅಂತ. ಅರ್ಥ ಪ್ರಕಾಶಂತೆ ಮಹಾತ್ಮ ಅಂತ, ಮಹಾತ್ಮನಿಗೆ ಮಾತ್ರವೇ ಇವು ಶಾಸ್ತ್ರಾರ್ಥ ತಿಳಿಯುತ್ತೆ, ಒಂದು ಬೇರೆಯವರಿಗೆ ತಿಳಿಯೋದಿಲ್ಲ. ಅದಕ್ಕೆ ಇನ್ನೊಂದು ಅರ್ಥನ ಹೇಳ್ತಾರೆ, ಪ್ರತ್ಯೇಕೇ ಖಚಿತಾಖ್ಯರ್ಥ ಅಂಥವರಿವನಿಗೆ ಹರಿಭಕ್ತಿ ಗುರುಭಕ್ತಿ ಇರೋನಿಗೆ ಮಾತ್ರ ಶಾಸ್ತ್ರದ ಹೇಳಿದ ವಿಷಯ ತಿಳಿಯುತ್ತೆ. ಅಷ್ಟೇ ಅಲ್ಲ, ಹರಿಭಕ್ತಿ ಗುರುಭಕ್ತಿ ಸರಿಯಾಗಿದ್ದರೆ ಶಾಸ್ತ್ರದ ಹೇಳದೇ ಇದ್ದ ಅರ್ಥಗಳು ತಿಳಿಯುತ್ತೆ ಅಂತ, ಅಂದರೆ ಸ್ಫುರಣ ಆಗುತ್ತೆ ಅಂತ ಪಡೆಯುತ್ತೆ ಅಂತೀವಲ್ಲ. ಗುರು ಹೇಳಿದ್ದಷ್ಟೇ ಅಲ್ಲ, ಹೇಳಿದ ಹೊಸ ಹೊಸ ಅರ್ಥ ಗೊತ್ತಾಗುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಅದಕ್ಕೆ ಟೀಕಾರ ಇರ್ತಾನೆ, ನಾನು ಬರೀ ಯಾವುದನ್ನು ಬರೀತಾ ಇಲ್ಲ, ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಆಚಾರ ಅನುಗ್ರಹದ ಬರೀತಾ ಇದ್ದೇನೆ ಅಂತ ಹೇಳಿದ್ರಿಂದ ಹೊಸ ಹೊಸ ಅರ್ಥ ಬರೀತಾರೆ. ಕರೆಕ್ಟ್ ಆಯ್ತಾ? ನಾವು ಇರೋ ಸರಿಯಾಗಿ ಬರೀಬೇಕಾದ ಪಾರ್ಟಿ ಎ, ಹೊಸ ವಿಷಯ ಬರೀಬೇಕಾದ ಪಾರ್ಟ್ ಬಿ, ಎರಡಕ್ಕೂ ಸಾಧನ ಯಾವುದು? ಹರಿಭಕ್ತಿ, ದೇವತಾ ಭಕ್ತಿ, ಗುರು. ಅದಕ್ಕೆ ಒಂದೇ ವಿಷ್ಣು ನಮಾಮಿ ಅಂತ ಹೇಳಿ ದೇವರಲ್ಲಿ ದೇವತೆಗಳಲ್ಲಿ ಗುರುಗಳಲ್ಲಿ ತಾರತಮ್ಯಕ್ರಮದಲ್ಲಿ ಭಕ್ತಿ ಮಾಡಲೇಬೇಕು. ಭಕ್ತಿ ಮಾಡದೆ ಹೋದರೂ ತಪ್ಪು, ತಾರತಮ್ಯ ಬಿಟ್ಟು ಭಕ್ತಿ ಮಾಡಿದ್ರು ತಪ್ಪು. ರಾಯರು ಆ ದೇವರು ಆಚಾರ್ಯ ದೊಡ್ಡವರು ಅಂತ ಕರೆದ್ರು, ಯಾರು ಕಾಪಾಡ್ತಾರಾಗ ರಾಯರೇ ಪಟ್ಟಾಗಿ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ರಾಯರು ಯಾವ ಸ್ಥಾನದಲ್ಲಿ ಬರ್ತಾರೆ ಅದು ಬಿಡಬಾರ್ದು, ಕಡಿಮೆ ಮಾಡಿದ್ರು ತಪ್ಪೇ, ಹೆಚ್ಚು ಮಾಡಿದ್ರು ತಪ್ಪೇ. ಗೊತ್ತಾಯ್ತಾ? ಈಗ ಆ ಭಾಷ್ಯಕಾರರು ಭಾರಿ ದೊಡ್ಡವರು, ಆಮೇಲೆ ಟೀಕಾಕಾರ, ಆಮೇಲೆ ಟಿಪ್ಪಣಿಕಾರ, ಕ್ರಮ ಇದೆ. ಭಾಷ್ಯಕಾರರು ಟೀಕಾಕಾರರು ಟಿಪ್ಪಣಿಕಾರರು ಅಂತೆ, ಇವತ್ತೆಲ್ಲ ಬಿಟ್ಟು ಬಿಟ್ಟಿದ್ದೇವೆ. ನಾವು ಅನೇಕ ಥರ ತಾರತಮ್ಯವನ್ನು ಬಿಟ್ಟು ಮಾಡಿಬಿಟ್ಟಾಗ ಅದು ಅನುಗ್ರಹಕ್ಕೆ ಕಾರಣವಾಗೋದಿಲ್ಲ, ತಾರತಮ್ಯ ಸರಿಯಾಗಿರಬೇಕು ಅಂತ. ಪುರಂದರದಾಸರನ್ನ ಯಾರು ದೊಡ್ಡವರು ಅಂತ ಕರೆದ್ರು, ಟೀಕಾರೇ ಪುರಂದರದಾಸ ದೊಡ್ಡವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅದಕ್ಕೆ ಅವರೇ ಒಪ್ಪಿಲ್ಲ ಮಾತ್ರ. ಗೊತ್ತಾಯ್ತಾ? ಎಲ್ಲೂ ಕೂಡ ತಾರತಮ್ಯದ ಲೋಪ ಆಗಬಾರ್ದು, ಬಹಳ ಮುಖ್ಯವಾದಂಥ ತತ್ವ ಆಚಾರ ಪ್ರಶ್ನೆ ಮಾಡ್ತಾರೆ. ಇತ್ಯಾದಿ ಪ್ರತಿಭ್ಯ, ಇದು ಶ್ವೇತಾಶ್ವತ ಉಪನಿಷತ್ತಿನ ಮಾತು, ಶ್ವೇತಾಶ್ವತ ಉಪನಿಷತ್ತಿನ ಮಾತು, ಕೊನೆಯ ಶ್ಲೋಕ ಉಪನಿಷತ್ತಿನ ಕೊನೆಯ ಶ್ಲೋಕವೇ ಅಷ್ಟೇ ದೇವಿಯ ಪರಾವಸ್ಥೆ ಅಂತ. ವ್ಯೋಮ ಸಂಹಿತಾಯಂಚ, ವ್ಯೋಮ ಸಂಹಿತ ಅಂತ ಗ್ರಂಥ ಇದೆ, ಅದರಲ್ಲಿ ಅನೇಕ ವಿಷಯ ಬಂದಿದೆ ನೋಡಿ ಅಂತ ಕೋಟ್ ಮಾಡ್ತಾರೆ, ಬಹಳ ಇಂಪಾರ್ಟೆಂಟ್. ಅಂತ್ಯಜಾಪಿ ಏ ಭಕ್ತಾಹಿಕಾರಿಣ, ಆಚಾರ್ಯ ಯಾರ್ಯಾರು ಯಾವ್ಯಾವ ಅಧಿಕಾರ ಹೇಳ್ತಾ ಇರ್ತಾರೆ, ಅಂತ್ಯಜರಿದ್ದಾರೆ, ಅಂತ್ಯಜರಿದ್ದಾರೆ, ಅವ್ರಿಗೆ ಶಾಸ್ತ್ರಾಧಿಕಾರ ಇಲ್ಲ, ಅವರಿಗೆ ವೇದಾಧಿಕಾರ ಇಲ್ಲ. ದೇರ್ಫೋರ್ ಅವ್ರನ್ನ ಬಿಟ್ಟುಬಿಡಬೇಕು ಅಂತ ಅರ್ಥ ಅಲ್ಲ, ಅವ್ರು ಬಿಡಬಾರ್ದು, ಶಾಸ್ತ್ರ ಹೇಳಕ್ಕೆ ಬರೋದಿಲ್ಲ, ಎಲಿಜಿಬಿಲಿಟಿ ಇಲ್ಲ. ಏನು ಮಾಡ್ಬೇಕು ಅವರಿಗೆ? ನಾಮಜ್ಞಾನಾಧಿಕಾರಿಣ, ದೇವ್ರ ನಾಮ ಹೇಳ್ಕೊಡ್ಬೇಕು. ಕೃಷ್ಣ ಕ್ಲೀಮ್ ಕೃಷ್ಣ ಏನು ಮಾತು ಹೇಳ್ಕೊಡ್ಬಾರ್ದು, ಕೃಷ್ಣ ಕೃಷ್ಣ ಅನ್ನೋ ಅದೇ ಉದ್ದಾರ ಆಗಿರ್ತಾರೆ, ರಾಮ ರಾಮ ಅಷ್ಟೇ. ಅದು ಈ ಮಂತ್ರ ಹೇಳಬಾರ್ದು ಅವ್ರಿಗೆ, ಆ ಮಂತ್ರ ಅಧಿಕಾರ ಇಲ್ಲ ಅವ್ರಿಗೆ, ಗೊತ್ತಾಯ್ತಾ, ಸುಪ್ತ ಅಧಿಕಾರ ಇಲ್ಲ ಅವ್ರಿಗೆ, ಕುರಿತು ಹೇಳೋ ಅಧಿಕಾರ ಇಲ್ಲ. ಅದರಿಂದಾಗಿ ನಾಮಾಧಿಕಾರ ಉಂಟವ್ರಿ, ನಾರಾಯಣ ಕೃಷ್ಣ ಹೀಗೆಲ್ಲ ಅಂದಂಗೆ ಹೊರತು ನಾವೇನು ಮಾಡಿದ್ದೇವೆ ಅಂತ ಏನು ಅನ್ಬೇಡ ಅಂತ ಹೇಳ್ಬಿಟ್ಟಿದ್ದೇವೆ. ಅದಕ್ಕೆ ಅವ್ರು ಏನು ಮಾಡಿಬಿಟ್ರು, ಈ ಬಾಬಾಗೆ ಬಂದು ಶುರು ಮಾಡಿಬಿಟ್ರು ಕೊನೆಗೆ. ಹೌದಲ್ಲ, ತಪ್ಪಾಯ್ತು ಅಲ್ಲ ರೀ, ಮಿಸ್ಗೈಡ್ ಮಾಡಿದಾಗಾಯ್ತು, ಮಿಸ್ಗೈಡ್ ಮಾಡಬಾರ್ದು. ಅವರಿಗೂ ಮೂರ್ಖ ಆಗಬೇಕಲ್ಲ, ಅವರು ಯೋಗ್ಯರಿದ್ದಾರೆ, ಅದರಲ್ಲೂ ಯೋಗ್ಯ ಅಧ್ಯಯನದಲ್ಲಿ ಯೋಗ್ಯರಿರ್ತಾರೆ. ಯೋಗ್ಯರಿಗೆ ನಾವು ಯೋಗ್ಯರು ಅಂತೇಳಿ ಋಗ್ವೇದಾಗೆಲ್ಲ ಹೇಳ್ಕೊಳಕ್ಕೆ ಬರೋದಿಲ್ಲ, ಮಂತ್ರ ಹೇಳ್ಕೊಳಕ್ಕೆ ಬರೋದಿಲ್ಲ, ಅಯೋಗ್ಯರಂತೆ ಬಿಡಲಿಕ್ಕೆ ಬರೋದಿಲ್ಲ, ಭಕ್ತಿ ಇದೆ ಅವರಿಗೆ. ಅದಕ್ಕೇನು ಮಾಡಬೇಕು, ಅವರಿಗೆ ನಾಮಜ್ಞಾನಾಧಿಕಾರಿಣ, ಪರಮಾತ್ಮ ನಾಮೋಚ್ಚಾರ ಮಾಡ್ತಕ್ಕಂಥ ಅಧಿಕಾರ ಅವರಿಗಿದೆ ಅಂತ ಹೇಳಿ. ನಾಮ ಜ್ಞಾನಾಧಿಕಾರಿ, ನಾಮೋಚ್ಚಾರಣೆ ಗೊತ್ತು, ನಾಮ ಅರ್ಥ ತಿಳ್ಕೊಬೋದು. ಕೃಷ್ಣ ಯಾಕೆ ಕೃಷ್ಣ ಅಂತ ಕರೀತಾರೆ, ಕೊಟೇಶನ್ಸ್ ಎಲ್ಲ ಬೇಡ, ಸರ್ವೋತ್ಕೃಷ್ಟ ಅಂತ ಅರ್ಥ, ಕೃಷ್ಣಾಯ ನಮಃ, ಸರ್ವೋತ್ಕೃಷ್ಟಾಯ ನಮಃ ಅಂತ ಅಷ್ಟು ತಿಳ್ಕೊಬೋದು, ಡೀಟೇಲ್ಸ್ ಎಲ್ಲ ತಿಳ್ಕೊಬಾರ್ದು. ಅದಕ್ಕೆ ನಾಮ ಜ್ಞಾನಾಧಿಕಾರಿನ ಶ್ರೀ ಶೂದ್ರ ಬ್ರಹ್ಮ ಬಂಧು ಶ್ರೀ ಶೂದ್ರ ಬ್ರಹ್ಮ ಬಂಧುನ ತಂತ್ರಜ್ಞಾನಿ ಅಧಿಕಾರಿ. ಇದು ಸ್ತ್ರೀಯರು ಶೂದ್ರರು ಬ್ರಹ್ಮ ಬಂಧುಗಳಿದ್ದಾರೆ, ಇವರಲ್ಲಿ ಏನು ಮಾಡಬೇಕು, ಇವರು ತಂತ್ರಜ್ಞಾನದಲ್ಲಿ ಮಾಡಬೇಕು. ತಂತ್ರಜ್ಞಾನ ಅಂದ್ರೆ ಏನು, ಪುರಾಣಾದಿಗಳ ಜ್ಞಾನ, ವೇದ ಜ್ಞಾನ ಅವರಿಗಿಲ್ಲ. ತಂತ್ರ ಅಂದರೆ ಪುರಾಣಾದಿಗಳು ಅಂತ, ಪುರಾಣಾದಿಗಳನ್ನು ಕೇಳಬೇಕೆ ಹೊರತು ಅವರು ಉಮಸೂತ್ರಾದಿಗಳನ್ನು ಅಧ್ಯಯನ ಮಾಡಬಾರ್ದು. ಅಧ್ಯಯನ ಬೇರೆ ಕೇಳೋದು ಬೇರೆ, ಗೊತ್ತಾಯ್ತಾ, ಕಿವಿಯಿಂದ ಕೇಳಿದ್ರೆ ಅಧ್ಯಯನ ಅಂತ ಕರೆಯೋದಿಲ್ಲ, ಕೇಳಿ ಮರಣ ಮಾಡಿ ಅದು ಧ್ಯಾನ ಮಾಡಿದಾಗ ಅಧ್ಯಯನ ಅಂತ ಕರೆಯೋದು, ಗೊತ್ತಾಯ್ತಾ. ಮಹಾಭಾರತಾದಿಗಳನ್ನು ಹೆಂಗಸರು ಕೇಳಲೇಬೇಕು, ಅದು ವೇದಾದಿಗಳನ್ನು ಕೇಳೋದಕ್ಕೆ ಹೋಗಬಾರ್ದು. ಸ್ತ್ರೀ ಸೂತ್ರ ಬ್ರಹ್ಮ ಬಂಧುವಿನ ತಂತ್ರಜ್ಞಾನಿ ಅಧಿಕಾರಿ, ಸ್ತ್ರೀಯರಿಗೆ ಶೂದ್ರರಿಗೆ ಬ್ರಹ್ಮ ಬಂಧುಗಳಿಗೆ ಪುರಾಣಾದಿಗಳ ಜ್ಞಾನದಲ್ಲಿ ಅದಕ್ಕೆ ಅರ್ಹತೆ ಇದೆ ಹೊರತು ವೇದ ಜ್ಞಾನದಲ್ಲಿ ಅರ್ಹತೆ ಇಲ್ಲ. ಬ್ರಹ್ಮ ಬಂಧುಗಳು ಅಂದರೆ ಬ್ರಾಹ್ಮಣರು ಬಂಧುಗಳೇ ಹೊರತು ಅವರು ಬ್ರಾಹ್ಮಣರಲ್ಲ, ಗೊತ್ತಾಯ್ತಾ, ಬ್ರಾಹ್ಮಣರು ಬಂಧುಗಳು. ಇವತ್ತು ಅದಕ್ಕೆ ಕೇಸ್ ಬೇಕಾಗಿ ಬರ್ತಾ ಇದೆ, ಹೌದಲ್ಲ, ಎಂಟು ಕ್ಯಾಸ್ ಬ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ರ, ಹೌದಲ್ಲ, ಅವನು ಬ್ರಾಹ್ಮಣೇ ಕಳ್ಕೊಂಡ್ಬಿಟ್ಟ, ಅವನು ಅವ್ನ ರಿಲೇಟಿವ್ಸ್ ಬ್ರಾಹ್ಮಣರು, ಏನು ಮಾಡ್ತೀರಿ ಆ ಥರ ಇದೆ ಬ್ರಹ್ಮ ಬಂಧುಗಳು. ಹಾಂ, ಯಾರು ಪ್ರಹ್ಲಾದ ಬರ್ತಾ ಬರ್ತದೆ, ಹೇ ಬ್ರಹ್ಮಬಂಧು ಕಿಮೇ ತತ್ತೆ ಅಂತ ಕೇಳ್ತಾರೆ. ಬಯೋ ಪದ ಅದು, ಬ್ರಹ್ಮಬಂಧು ನೀನು ಬ್ರಾಹ್ಮಣನಲ್ಲ, ಬ್ರಹ್ಮಬಂಧು ಅಷ್ಟೇ ನೀನು ಅಂತ ಬಯೋ ಪದ, ಗೊತ್ತಾಯ್ತಾ. ಆ ರೀತಿಯಲ್ಲಿ ಅದಕ್ಕೋಸ್ಕರ ಬ್ರಾಹ್ಮಣನಾಗೋದು ದೊಡ್ಡದು, ಬ್ರಹ್ಮಬಂಧು ಆದರೆ ಪ್ರಯೋಜನ ಈಗ. ಹಾಂ, ಅದಕ್ಕೆ ಬ್ರಹ್ಮಬಂಧುಗಳಿಗೆ, ಬಟ್ ಅವರೆಲ್ಲ ಯೋಗ್ಯರಿದ್ದಾರೆ, ಏನು ಮಾಡಬೇಕಾಗತ್ತೆ, ಅವ್ರೇನು ಮಾಡಬೇಕಾಗ, ತಂತ್ರಜ್ಞಾನಿ ಅಧಿಕಾರಿ, ತಂತ್ರಜ್ಞಾನದಲ್ಲಿ ಅಧಿಕಾರ ಇದೆ ಹೊರತು ವೇದಜ್ಞಾನದ ಅಧಿಕಾರ ಇಲ್ಲ. ಫಸ್ಟ್ ಏಕದೇಶೆ ಪರೋಕ್ತೇತು ಮತ್ತು ಗ್ರಂಥ ಪುರಸ್ತರೇ ಬಹಳ ಇಂಪಾರ್ಟೆಂಟ್. ಮತ್ತು ಪುರಾಣಾದಿಗಳನ್ನು ಕೂಡ ಪೂರ್ತಿ ಹೇಳಬಾರ್ದು ಅವರಿಗೆ, ಏಕದೇಶೆ ಯಾವ್ದಾದ್ರು ಪಾರ್ಟ್ ಹೇಳಬೇಕಂತ ಪೂರ್ತಿ ಹೇಳಬಾರ್ದು. ಇನ್ನೊಂದಿದೆ ಪರೋಕ್ತೇತು, ಡೈರೆಕ್ಟ್ ಹೇಳಬಾರ್ದು, ಅರ್ಥ ಆಯ್ತಾ, ಹೆಂಗಸರಿಗೆ ಶೂದ್ರರಿಗೆ ಬ್ರಹ್ಮಬಂಧುಗಳಿಗೆ ಡೈರೆಕ್ಟ್ ಕೂತ್ಕೊಂಡು ಹೇಳಬಾರ್ದು. ಏನು ಮಾಡಬೇಕು, ಪರೋಕ್ತೇತು, ಇನ್ನೊಬ್ರು ಕೂತ್ಕೊಂಡಿರಬೇಕು ಅವ್ರ ಜೊತೆ ಹೇಳಬೇಕು, ಸಪರೇಟಾಗಿ ಹೇಳಬಾರ್ದು, ಗೊತ್ತಾಯ್ತಾ. ಏಕದೇಶೆ ಪರೋಕ್ತೇತು ಡಿಫರೆನ್ಸ್ ಎಲ್ಲ ಗೊತ್ತಾಯ್ತು, ಡಿಫರೆನ್ಸ್ಗಳೆಲ್ಲ. ಇವತ್ತು ಜನ ಏನು ಮಾಡಿದ್ದಾರೆ, ನಮ್ಮವರೇನೆ ಹೆಂಗಸರಿಗೆ ಆಚಾರ್ಯ ಮಂತ್ರ ಹೇಳ್ಕೊಡ್ತೀನಿ ಅಂತ ಹೊರಟಿರ್ತಾರೆ. ಆಚಾರ್ಯ ಮಾತಿ ವಿರುದ್ಧ ಅದು, ಗೊತ್ತಾನೆ, ಆಚಾರ್ಯ ಯಾವ್ದು ಬೇಡ ಅಂತ ಹೇಳಿದ್ದಾರೆ ಅದು ಹೇಳ್ಕೊಟ್ರೆ ಏನಾಗುತ್ತೆ, ಅದರಿಂದ ಒಳ್ಳೇದಾಗದೆ ತುಂಬಾನೇ ಅವ್ರನ್ನ ಅರ್ಥ ಆಗ್ತಿ ಮಾಡ್ಬಿಟ್ಟು. ನಾವು ಗಾಯತ್ರಿ ಮಂತ್ರ ಯಾರು ಬೇಕಾದ್ರೆ ಹೇಳ್ಬೋದು, ಬ್ರಾಹ್ಮಣರು ಬಿಟ್ಟು ಅಂತಾಗಿದೆ, ಬರೇ ಬೆಟ್ಟ ಎಷ್ಟೇ ಇಲ್ಲಿ ಬಂತು, ಬ್ರಾಹ್ಮಣರು ಬಿಟ್ಟು ಹೇಳ್ಬೋದು ಅಂತಾಗುತ್ತೆ, ಅದಲ್ಲ ಬಹಳ ತಪ್ಪು. ಮುಂದೆ ಹೇಳ್ತಾರೆ, ಹೇಳ್ತಾ ಹೇಳ್ತಾರೆ, ಇಲ್ಲ ವಿಷಯ ಬರುತ್ತೆ ಈಗ. ಗ್ರಂಥ ಬರುತ್ತಾರೆ, ಮತ್ತು ಗ್ರಂಥ ಇಟ್ಕೊಂಡು ಹೇಳ್ಬೋದು, ಅರ್ಥ ಆಯ್ತು. ಇನ್ನೊಂದು ಹೆಂಗಸರಿಗೆ ಶೂದ್ರರಿಗೆ ಅವ್ರಿಗೆ ಮಾತ್ರ ಪ್ರವಚನ ಮಾಡಬೇಕಾದ್ರೆ ಮುಂದೆ ಗ್ರಂಥ ಇಟ್ಕೋಬಾರ್ದು, ಹಾಗೆ ಹೇಳ್ಬೋದು. ಅವ್ರು ಶಿಷ್ಯರಿಗೆ ಹೇಳಬೇಕಾದ್ರೆ, ಬ್ರಾಹ್ಮಣ ಶಿಷ್ಯರಿಗೆ ಹೇಳಬೇಕಾದ್ರೆ ಮಾತ್ರ ಏನು ಮಾಡಬೇಕು, ಗ್ರಂಥ ಇಟ್ಕೊಂಡು ಹೇಳ್ಬೋದು, ಡಿಫ್ರೆನ್ಸ್ ಗೊತ್ತಾಯ್ತು. ಈಗ ಪ್ರವಚನಕಾರ ಗ್ರಂಥ ಇರಬೇಕಾಗಿಲ್ಲ, ಪಾಠಕಾರ ಗ್ರಂಥ ಇರ್ಬೋದು, ಡಿಫ್ರೆನ್ಸ್ ಗೊತ್ತಂದ್ರೆ ಪಾಠ ಹೇಳಬಾರ್ದು. ಪಾಠಕ್ರಮದಲ್ಲಿ ಸ್ತ್ರೀಯರಿಗೆ ಶೂದ್ರಿಯ ಬ್ರಹ್ಮಬಂಧುಗಳಿಗೆ ವೇದಾದಿ ಗ್ರಂಥಗಳನ್ನು ಹೇಳಬಾರ್ದು. ಯಾವುದನ್ನು ಹೇಳ್ಬೋದು, ಪುರಾಣಾದಿಗಳನ್ನು ಹೇಳಬಾರ್ದು, ಅದು ಪೂರ್ತಿ ಹೇಳಬಾರ್ದು. ಯಾವ್ದಾದ್ರು ಪಾಠ ಹೇಳ್ಬೋದು, ಅದು ಕೂಡ ಗ್ರಂಥವನ್ನು ಇಟ್ಕೊಂಡು ಹೇಳಬಾರ್ದು, ಹಾಗೆ ಹೇಳ್ಬೋದು. ಮತ್ತೆ ಅದು ಇನ್ನೊಬ್ರು ಕೂತ್ಕೊಂಡು ಹೇಳ್ಬೋದು, ಡೈರೆಕ್ಟ್ ಹೇಳ್ಬೋದು. ಇದು ಪದ್ಧತಿ. ಆಹುತಿ ಉತ್ತಮ ಸ್ತ್ರೀನ ದೈವರ್ಣಿಕಾಣ ವೇದೋಕ್ತೆ ಪಶ್ಚಿಮತಾಂ ಹರವು. ತ್ರೈವರ್ಣಿಕರು ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ಶೂದ್ರರು, ಇವ್ರು ಮೂರು ಜನ ತ್ರೈವರ್ಣಿಕರು ಅಂತ ಕರೀತಾರೆ. ಇವ್ರಿಗೆ ಯಾವುದೇ ಅಧಿಕಾರ ಇದೆ, ವೇದಾಧಿಕಾರ ಇದೆ. ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ವೇದಾಧಿಕಾರ ಇದೆ, ಶೂದ್ರರಿಗೆ ವೇದಾಧಿಕಾರ ಇಲ್ಲ. ಆದ್ದರಿಂದ ಅವ್ರೇನು ಮಾಡಬೇಕು, ವೇದ ಓದಲೇಬೇಕು. ಇವ್ರು ತಮಾಷೆ ಅಂದರೆ ಬ್ರಾಹ್ಮಣರು ವೇದ ಬಿಟ್ಟಿಲ್ಲ, ಬೇರೆ ವೇದ ಓದ್ತಿದ್ದಾರೆ, ಉತ್ತಪ್ರಟ ಆಗಿಬಿಟ್ಟು. ಬ್ರಾಹ್ಮಣರು ವೇದ ಓದಲೇಬೇಕು ಅಂದರೆ ಓದೋದಿಲ್ಲ, ವೇದ ಓದೋದ್ರಿಂದ ವಿಪ್ರಧಾನ ಹೇಗೆ ಪುರಂದರ ಅಂತ ಹೇಳ್ತಾರೆ. ಯಾವುದೇ ಎಲಿಜಿಬಲ್ ಅಲ್ಲ ಅದನ್ನು ಓದೋದ್ರಿಂದ ಫಲ ಸಿಗೋದಿಲ್ಲ ಅಂತ, ದುಷ್ಫಲ ಸಿಗ್ತದೆ ಅಂತ. ಯಾವುದಕ್ಕೆ ಅಧಿಕಾರ ಇರ್ತೋ ಅದನ್ನು ಓದಿದರೆ ಫಲ ಸಿಗುತ್ತೆ, ಅಧಿಕಾರದಲ್ಲಿ ಓದಿದರೆ ಏನಾಗುತ್ತೆ ಫಲ ಸಿಗೋದಿಲ್ಲ. ಆದ್ದರಿಂದ ಅವರವರಿಗೆ ಅವರ ಯೋಗ್ಯ ಫಲ ಸಿಗಬೇಕಾದ್ರೆ ಆ ಕೆಲಸನೇ ಅವ್ರು ಮಾಡ್ತಾರೆ. ಆಹುರಂತುತ್ತಮ ಸ್ತ್ರೀನಾಂ ಅಧಿಕಾರಂತು ವೈದಿಕೆ ಉತ್ತರ ಇದೆ. ಯಾಜ್ಞವಲ್ಕರು ವೈದ್ಯ ಹೇಳಿದ್ರೆ ಕೇಳ್ತೀರಲ್ಲ, ಉತ್ತಮ ಸ್ತ್ರೀಯಲ್ಲಿ ವೇದಾಧಿಕಾರ ಇದೆ. ಉತ್ತಮ ಶೂದ್ರರು ಇಲ್ಲ, ನೆನಪಿಟ್ಟುಕೊಳ್ಳಿ, ಸ್ತ್ರೀ ಶೂದ್ರ ಬ್ರಹ್ಮವಂತಗಳಿಗೆ ವೇದಾಧಿಕಾರ ಇಲ್ಲ, ಆದರೆ ಉತ್ತಮ ಸ್ತ್ರೀಯಲ್ಲಿ ಮಾತ್ರ ವೇದಾಧಿಕಾರ ಇದೆ. ಯಾರು ಉತ್ತಮರು ಅಂತ ಕೇಳಿದರೆ ಆ ಮೈತ್ರಿ ಬಂದರೆ ಉತ್ತಮರು. ಉತ್ತಮ ಸ್ತ್ರೀ ವೇದಾಧಿಕಾರ ಇದೆ. ಆಚಾರ್ಯ ಹೇಳ್ತಾರೆ, ಯಥೋರ್ವತಿ ಯಮಿ ಶೈವ ಯಾರುತ್ತವರುವತಿ ಯಮಿ ಮತ್ತು ಶಚಿ ಮೊದಲಾದವರೆಲ್ಲ ಎಂಥವರವರು ಉತ್ತಮ ಸ್ತ್ರೀಯರಾದ್ದರಿಂದ ಅವರಿಗೆ ಅಧಿಕಾರ ಇದೆ. ಅವರು ವೇದಾಧಿಕಾರ ಉಂಟವರು, ಎಷ್ಟೋ ವೇದ ಮಂತ್ರಗಳು ಕಂಡವರೇ ಅವರು ಇಟ್ಟವರು ಅಂತ ಅಂತ ಏನು ದೊಡ್ಡ ಇಲ್ಲ. ಆದರೆ ಅರ್ಧ ಇದ್ದವರು ಮಾತ್ರ ವೇದಗಳನ್ನು ಓದಕ್ಕೆ ಹೋಗಬಾರದು. ಯಥೋ ನಾನು ಮುಗಿದು ಹೋಯ್ತು. ಇದೆಲ್ಲ ಅರ್ಥ ಮಾಡಿಕೊಂಡು ಸ್ತ್ರೀಯರಿಗೆ ಬಗ್ಗೆ ಒಂದು ವಿಶೇಷ, ಶೂದ್ರರು ಬ್ರಹ್ಮ ಒಂದು ವಿಶೇಷ ಬೇರೆ, ತ್ರೈವಣಿಕರ ಕೇಸ್ ಬೇರೆ, ಅವರವರ ಮನಸ್ಥಿತರ ಕೇಸ್ ಬೇರೆ, ನಾಲ್ಕು ಕೇಸ ನಡೀತಾರೆ. ಸೊ ಅದರಿಂದ ಏನು ಬರ್ತದೆ ಸಿದ್ಧಾಂತ ಎಲ್ಲರಿಗೂ ಹೌದು. ದೇವರು ದೊಡ್ಡವನ್ನು ತಿಳ್ಕೊಂಡು ಯಾರು ಬೇಕಾದ್ರೂ ಉದ್ದೇಶ ಮಾಡಿ ಪುತ್ರಿ ಇಟ್ಕೊಂಡು ಭಾರಿ ಅಂತ ಹೇಳ್ಕೊಡ್ಬೇಕಾದ್ರೆ ವೇದಾಧಿಕಾರ ಇಲ್ಲ ಅಂತ ಮಾಡ್ಬೇಕಾದ್ರೆ ಮಾತ್ರ ಭಾರಿ ಇಟ್ಟಿಬೇಕು. ಅರ್ಥ ಆಯ್ತಾ? ಈಗ ಅರ್ಥ ಮಾಡಿಕೊಂಡು ಅವ್ರ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ನಾವು ಉದ್ದೇಶವನ್ನು ಮಾಡಿದಾಗ ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಅದು ಬಿಟ್ಟು ಬೇರೆ ರೀತಿ ಹೇಳಿದಾಗ ಏನಾಗುತ್ತೆ? ಅವರಿಗೂ ಕೆಟ್ಟದ್ದು ನಮಗೂ ಕೆಟ್ಟ. ಆದ್ದರಿಂದ ಉಪದೇಶ ಮಾಡುವಾಗ ಎಚ್ಚರಿಕೆ ಇರಲಿ ಅಂತ ಹೇಳಿ ಅಧಿಕಾರದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿ ಯಾವ ಭಾಗ ಮುಗಿತು. ಯಥೋ ನಾರಾಯಣ ಪ್ರಸಾದ ಮೃತೆ ಜ್ಞಾನ ವಿನಾ ಅತ್ಯಕ್ಷ ಪ್ರಸಾದ ಇನ್ನು ಆಯ್ತು ಬಿಡಿ. ನಮಗೇನು ಬೇಕೀಗ? ಕೆಮದವಾಗಿ ಸಂಪತ್ತಿ ಬೇಕು, ಅದೂ ಬಂತು. ಆಮೇಲೆ ಅಧಿಕಾರ ಬೇಕಾ? ಅಧಿಕಾರನೂ ಬಂತು. ಎಲ್ಲ ಮಾಡ್ತೇವೆ ನಾವು. ದೇವರ ಅನುಗ್ರಹ ನನಗೆ ಯಾತಕ್ಕೆ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇವರ ಅನುಗ್ರಹ ಇಲ್ಲದ್ರೆ ಮೋಕ್ಷ ಸಿಗೋದಿಲ್ಲ. ದೇವರ ಅನುಗ್ರಹ ಇಲ್ಲ ಬಂದರೆ ಮೋಕ್ಷ ಸಿಗೋದಿಲ್ಲ. ಅದರಿಂದಾಗಿನೇ ಪ್ರತಿಯೊಬ್ಬರು ಯಾವುದು ಪ್ರಯತ್ನ ಪಡಬೇಕು? ದೇವರ ಅನುಗ್ರಹ ಪ್ರಯತ್ನ ಪಡಬೇಕು. ಅದು ಸಂಧ್ಯಾನ್ನ ಮಾಡ್ಬೇಕಾದ್ರೆ ಏನು ಹೇಳ್ತೇವೆ ನಾವು? ಈ ವಿಷ್ಣು ಪ್ರೀಡೆ ವಿಷ್ಣು ಪ್ರೀತಿ ಅರ್ಥ ಅಂತ ಹೇಳ್ತೇವೆ. ಏನೇ ಕೆಲಸ ಮಾಡಬೇಕಾದ್ರೆ ಕೂಡ ಕಾಮನ್ ಯಾವುದು? ವಿಷ್ಣು ಪ್ರೀತಿ. ಯಾಕೆ ವಿಷ್ಣು ಪ್ರೀತಿ ಯಾತಕ್ಕೆ ಹೇಳ್ತೇವೆ ಅಂದರೆ ಮೋಕ್ಷ ಕೊಡೋದು ವಿಷ್ಣು ಪ್ರೀತಿಯಿಂದನೇ. ಪ್ರತಿಯೊಂದು ಕರ್ಮದಲ್ಲೂ ಕೂಡ ವಿಷ್ಣು ಪ್ರೀತಿಯನ್ನು ಅಪೇಕ್ಷೆ ಪಡಲೇಬೇಕು, ಅದೇ ಮೋಕ್ಷಕ್ಕೆ ಸಾಧನ. ಆಗ ಮತ್ತೊಂದು ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಸಂಧ್ಯಾವನ್ನು ಇತ್ಯಾದಿ ಮಾಡ್ಕೊಂಡಿರ್ತೇವೆ, ಹೋಮ ಹವನ ಮಾಡ್ತೇವೆ, ನಮಗಿದೇ ಬೇಡ, ಜ್ಞಾನನೇ ಬೇಡ ಅಂದ್ಬಿಟ್ರೆ. ಅದಕ್ಕೆ ಹೇಳ್ತಾರೆ, ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ. ದೇವರು ಅತ್ಯರ್ಥ ಪ್ರಸಾದ ಮಾಡಬೇಕಾದ್ರೆ ಏನಿರಬೇಕು? ಜ್ಞಾನ ಇರ್ತದೆ. ಜ್ಞಾನ ಇದ್ದವ್ರ ಮೇಲೆ ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ? ಅನುಗ್ರಹನ ಜ್ಞಾನ ಇದ್ದದವರೇ ಮಾಡೋದಿಲ್ಲ. ಜ್ಞಾನ ಇದ್ದವ್ರ ಮೇಲೆ ಮಾಡೋ ಅನುಗ್ರಹನ ಜ್ಞಾನ ಇಲ್ಲದವರೇ ಮಾಡೋದಿಲ್ಲ. ಭಾಳ ಇಂಪಾರ್ಟೆಂಟ್. ಆದ್ದರಿಂದ ದೇವರು ನಮಗೆ ಎಂಥ ಪ್ರಸಾದ ಮಾಡಿದ್ರೆ ಮೋಕ್ಷ ಕೊಡ್ತಾನೆ? ಅತ್ಯುತ್ತಮ ಪ್ರಸಾದ ಮಾಡುತ್ತೆ, ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಪರಮಾನುಗ್ರಹ ಅಂತ ಪರಮಾನುಗ್ರಹ ಮಾಡಿದ್ರೆ ಮೋಕ್ಷ ಕೊಡ್ತಾರೆ. ಪರಮಾನುಗ್ರಹ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಜ್ಞಾನ ಸಂಪಾದನೆ ಮಾಡಬೇಕು. ಬೇರೆ ಯಾವುದಕ್ಕೂ ಕೂಡ ಪರಮಾನುಗ್ರಹ ಮಾಡೋದಿಲ್ಲ, ಜ್ಞಾನಕ್ಕೆ ಮಾತ್ರ ಪರಮಾನುಗ್ರಹ ಮಾಡ್ತಾನೆ. ಆದ್ದರಿಂದ ಏನು ಮಾಡಬೇಕು? ಅಥಾಥೋ ಬ್ರಹ್ಮ ಜಿಜ್ಞಾಸ. ದೇವ್ರ ಬಗ್ಗೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಬೇರೆ ಇಲ್ಲ. ಲೋಕದಲ್ಲಿದ್ದು ಹಾಗೇನೆ, ಪ್ರೊಫೆಸರ್ ಇರ್ತಾನೆ, ಟೀಚರ್ ಇರ್ತಾನೆ, ತುಂಬ ಜನ ಹುಡುಗರಿರ್ತಾರೆ, ಕೆಲವು ಹುಡುಗರು ಎಂಥವ್ರು ಇರ್ತಾರೆ, ಭಾಳ ಶ್ರೀಮಂತರಿರ್ತಾರೆ, ಮತ್ತು ತರಕಾರಿ ಬೆಳೆಸಿರ್ತಾರೆ, ಮತ್ತು ತರಕಾರಿ ತಂದುಕೊಡ್ತಾರೆ, ಮೇಷ್ಟು ಮನೆಗೆ ತಿಳ್ಕೊಡ್ತಾರೆ, ಅಕ್ಕಿ ಬೆಳೆಸಿ ಅಕ್ಕಿ ತಂದುಕೊಡ್ತಾರೆ, ವಿಕಾಸ್ಟ್ ಮಾಡ್ತಾರೆ. ಆದರೆ ಒಬ್ಬ ಬುದ್ಧಿವಂತ ಹುಡುಗಿದ್ದಾನೆ, ಅವನೇನಿದೆ ಪೂರ್ ಫಲೋ, ಏನೂ ತಂದುಕೊಡೋದಿಲ್ಲ, ವೇಸ್ಟಿಗೆ ಏನು ತಂದುಕೊಡೋದೇ ಇಲ್ಲ. ತಮಾಷೆ ಅಂದರೆ ಇವರೆಲ್ಲ ತಂದುಕೊಡ್ತಾರೆ, ಓದೋದೇ ಇಲ್ಲ ಕ್ಲಾಸಲ್ಲಿ, ತರಕಾರಿ ಹಣ್ಣು ಎಲ್ಲ ತಂದುಕೊಡ್ತಾರೆ, ಓದೋದೇ ಇಲ್ಲ. ಅವನೇನು ತಂದುಕೊಡೋದಿಲ್ಲ, ಎಲ್ಲ ಲಕ್ಷ ಪಟ್ಟ ಉತ್ತರ ಕೊಡ್ತಾರೆ. ಗೊತ್ತಾ? ಏನು ಕೇಳಿದ್ರೆ ಪಟ್ಟ ಉತ್ತರ ಕೊಟ್ಬಿಡ್ತಾರೆ. ಇವ್ರು ಪರಿಚಯ ಕೊಡ್ತಾರೆ, ಇಬ್ಬರು ಕೂಡ. ಇವ್ರು ನೀವು ಏನು ಬರೀಬೇಕು? ನೀವು ಎಂತ ಅಥವಾ ತರಕಾರಿ ತಂದು ಹಣ್ಣು ತಂದುಕೊಟ್ಟಿದ್ದೆ ಮಾತು ಮಾಡಿದ್ದೆ ಬರೀಬೇಕಷ್ಟೇ. ಅವರೇನು ಬರೀತೆ? ಏನು ಬರೆಯೋದಿಲ್ಲ, ಉತ್ತರ ಬರೀತಾರೆ. ಅವ್ರ ರ್ಯಾಂಕು ಇರ್ಬೇಕು, ಪ್ರಸಾದ ಇಲ್ಲ ಅಂತಲ್ಲ. ನೋಡಯ್ಯ, ಎಷ್ಟು ಅಡ್ಡ ನೀನು, ನಿನ್ನ ದಿವಸ ಹಣ್ಣು ತಂದುಕೊಟ್ಟು ತರಕಾರಿ ತಂದುಕೊಡ್ತಿದ್ದೆ, ಓದಬಾರ್ದಾಗಿತ್ತೆ ಅಂತ ಹೇಳ್ತಾರೆ. ಓದಬಾರ್ದಾಗಿತ್ತೆ ತಂದುಕೊಟ್ಟೆ, ನಾನು ಬೇಕಾದ್ರೆ ಊಟ ಕರಿಕರಿ ಊಟ ಮಾಡ್ಕೊಂಡು ಹೋಗುತ್ತೆ, ಒಟ್ಟು ಪಾಸ್ ಮಾಡಿಸೋದು ಸಾಧ್ಯ ಇಲ್ಲ. ತರಕಾರಿ ಕೊಟ್ಟು ಬೇಸ್ದೇನೂ ಅಲ್ಲ, ಯಾವುದಕ್ಕೆ ಉಪಯೋಗ ಆಗುತ್ತದೆ? ಊಟಕ್ಕೆ ಇದಕ್ಕೆ ತವರಾಗಿ ಊಟ ಕರಿಬೋದೇ ಹೊರತು ಇದಕ್ಕೆಲ್ಲ ಎಲಿಜಿಬಿಲಿಟಿ ಇಲ್ಲ. ಸೊ ಮೋಕ್ಷ ಕೊಡ್ಬೇಕಾದ್ರೆ ಪಾಸ್ ಮಾಡ್ಬೇಕಾದ್ರೆ ಏನು ಬೇಕು? ಇವತ್ತು ಜ್ಞಾನನೇ ಬೇಕು, ಜ್ಞಾನನೇ ಬೇಕು. ಜ್ಞಾನದಿಂದ ಪಾಸ್ ಆಗಲಿಕ್ಕೆ ಬರೋದಿಲ್ಲ, ಜ್ಞಾನದಿಂದನೇ ಪಾಸ್ ಆಗುತ್ತೆ. ಅದೇ ರೀತಿಯೇ ಇವತ್ತು ಮೋಕ್ಷಕ್ಕೆ ಹೋಗಬೇಕು ಅಂತಿದ್ರೆ ದೇವರು ಪರಮಾಗ್ರಹ ಮಾಡಲೇಬೇಕು. ಪರಮಾಗ್ರಹ ಮಾಡ್ಬೇಕಾದ್ರೆ ಏನು ಬೇಕು? ಜ್ಞಾನನೇ ಬೇಕು. ಅದಕ್ಕೆ ದಿವಸಕ್ಕೆ ಸ್ವಲ್ಪ ಆಗ್ತದೆ ಏನು ಮಾಡ್ಬೇಕು? ನಾವು ಜ್ಞಾನ ಕಾರ್ಯ ಅಂತ ಮಾಡ್ಬೇಕು. ಇಂತ ಹೋದ ದೇವರು ಪರಮಾನುಗ್ರಹ ಮಾಡೋದಿಲ್ಲ, ಇವತ್ತು ದಿವಸ ಲಾಸ್ಟ್ ಇದ್ದಾಗ. ಎಷ್ಟೇ ದೇವ್ರ ಪೂಜೆ ಮಾಡಿದ್ವಿ, ಎಷ್ಟೇ ಏನೇ ಕೆಲಸ ಮಾಡಿದ್ವಿ, ಪಾಠ ಪ್ರವಚನ ಆಗಲಿಲ್ಲ ಅಂದರೆ ನಾವು ಸೆಕೆಂಡ್ ಗ್ರೇಡ್ ಆಗಿರ್ತದೆ, ಇಮಿಡಿಯೇಟ್ಲಿ ಫಸ್ಟ್ ಗ್ರೇಡ್ ಕಳ್ಕೊಂಡ್ಬಿಟ್ಟಿವಿ ಅಂತ ಅದು ಆಚಾರ ಒತ್ತು ಹೇಳ್ತಾರೆ. ನಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ ಅಥೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಇದೆಲ್ಲ ಬ್ಯಾಕ್ಗ್ರೌಂಡ್ ಹೇಳ್ಕೊಂಡ್ಬಿಟ್ಟು ಆದ್ದರಿಂದ ಪ್ರತಿಯೊಬ್ಬರು ಏನು ಮಾಡಬೇಕು, ಬ್ರಹ್ಮ ಜಿಜ್ಞಾಸೆಯನ್ನು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಅಂತ್ಯಜರು ಮಾಡಬೇಕು, ಶೂದ್ರರು ಮಾಡಬೇಕು, ಎಲ್ಲರೂ ಮಾಡಬೇಕು. ಬಟ್ ಅವ್ರಿಗೇನು ಅರ್ಹತೆ ಪ್ರಿಸ್ಕ್ರೈಬ್ ಮಾಡಿ ಅದರಲ್ಲೇ ಮಾಡಬೇಕು ಅಂತ ಬೇರೆ ಮಾಡಾಗಿಲ್ಲ. ಇದು ನಿಯಮ, ಇದು ಯಾರು ಬಿಡಾಗಿಲ್ಲ, ಯಾರು ಎಲ್ಲ ಮಾಡಾಗಿಲ್ಲ, ಆ ಕ್ರಮದಲ್ಲೇ ಮಾಡಬೇಕು. ಯತ್ರ ಅನವಸರೋ ಅನ್ಯತ್ರ ಪ್ರತಿಷ್ಠಿತಂ ವಾಕ್ಯ ಮೇಜ ಸತಾಂ ನೀತಿ ಭಾವನಾಂದೇನ ದತ್ತವೇತಾಯ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಇದೆ. ಆದ್ದರಿಂದ ಅನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಅಷ್ಟೇ ಇರೋದು. ಮುಂದೇನಂತ ಪ್ರಶ್ನೆ ಈಗ ಬ್ರಹ್ಮ ಜಿಜ್ಞಾಸೆ ಏನು ತಿಳ್ಕೊಬೇಕು ನಾವೀಗ ಅಂತ ಪ್ರಶ್ನೆ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೇವೆ, ಅಥಾತೋ ಬ್ರಹ್ಮ ಜಿಜ್ಞಾಸ ನ ಕರ್ತವ್ಯ ಹೋಗಲ್ಲ, ನಾ ಕರ್ತವ್ಯ ಅದಕ್ಕೆ ಹಾಗೆ ತಿಳ್ಕೋಬಾರ್ದು. ಯಾವ್ದು ರೆಲೆವೆಂಟ್ ಅವ್ರು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಬರೀತಾರೆ, ಕರ್ತವ್ಯ ಬ್ರಹ್ಮ ಜಿಜ್ಞಾಸೆ ಮಾಡಲೇಬೇಕು ಅಂತ ಆಯ ಅಂದ್ಬಿಟ್ಟು ನ ಕರ್ತವ್ಯ ಅಂತ ತಿಳ್ಕೋಬಾರ್ದು ಅಂದರೆ ಯಾವ ಪ್ರಸಂಗ ಬಂದಿದೆ ಏನಿದೆ ನೋಡ್ಕೊಂಡು ತಿಳ್ಕೋಬೇಕಾಗ್ತದೆ. ಯತ್ರ ಅನವಸರೋ ಅನ್ಯತ್ರ ಪದಂ ತತ್ ಪ್ರತಿಷ್ಠಿತಂ ವಾಕ್ಯಂ ವೇದ್ಯ ಸತಾಂ ನೀತಿ ಸಾವಕಾಶೇನ ದತ್ತವೇ. ಸಾವಕಾಶ ಪ್ರಸಂಗ ಬಂದಾಗ ಯಾವ ವಾಕ್ಯವನ್ನು ಸೇರಿಸ್ಕೊಳ್ಳೋದ್ರಿಂದ ಅರ್ಥ ಸರಿಯಾಗಿ ನಮ್ಗೆ ಬಂದಷ್ಟೋ ಅಂತ ಸೇರಿಸ್ಕೋಬೇಕು, ಬೇರೆ ಸೇರಿಸ್ಕೋಬಾರ್ದು. ಇರ್ರೆಲೆವೆಂಟ್ ಮೀನಿಂಗ್ ಬರೋ ಅರ್ಥ ಸೇರಿಸ್ಕೋಬಾರ್ದು, ಅದು ಕರ್ತವ್ಯ ಅಂತ ಸೇರಿಸ್ಕೋಬೇಕೇ ಬರ್ತು ನ ಕರ್ತವ್ಯ ಅಂತ ಸೇರಿಸ್ಕೊಳ್ಬಾರ್ದು. ಇದು ಬ್ರಹ್ಮ ಸಂಹಿತಾಯ ಮತ್ತೆ ಕೊಟೇಶನ್ ನಮಗೆ ಬ್ರಹ್ಮ ಸಂಹಿತಾನ ಗ್ರಂಥ ಹೇಳಿದ್ದಾರೆ ಎಂದು ಹಿಂದಿಂದು ಯೋಗ ಸಂಹಿತ ಇದು ಬ್ರಹ್ಮ ಸಂಹಿತ. ಶ್ರೀ ಚೂತ್ರ ಬ್ರಹ್ಮ ಒಂದು ಲೋಣ ಅಂತ ಏನಷ್ಟು ಅದೆಲ್ಲ ಹೇಳಿದ್ದೆಲ್ಲ ಏನೋ ಯೋಗ ಸಂಹಿತ, ಇದೆಲ್ಲ ಕೂಡ ಬ್ರಹ್ಮ ಸಂಹಿತ. ಇಷ್ಟು ಹೇಳಿ ಮುಂದೇನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಬಿಟ್ಟು ಎಷ್ಟೊತ್ತು ಗ್ಯಾಪ್ ಈಗ 4:30 ಸೊ 20 ನಿಮಿಷ ಗ್ಯಾಪ್ ಇರುತ್ತೆ, ಹೋಗಿ ಬರ್ತೀವಿ.
ಆತ್ಮಾವಾ
ಆಗಬೇಕು ಮೋಕ್ಷಕ್ಕೆ ಅಮೋಕ್ಷ ಜ್ಞಾನವಾಗದೆ ಹೋದರೆ ಏನ್ ಮಾಡಿದ್ರೆ ಮೋಕ್ಷ ಸಿಗೋದಿಲ್ಲ, ಏನಾದರೆ ಏನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ವಿಜಯದಾಸರ ಜ್ಞಾನವಿಲ್ಲದೆ ಮೋಕ್ಷ ಪಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದ್ರಷ್ಟವ್ಯ ದೇವರು ಜ್ಞಾನ ಅಂದ್ರೆ ದೇವರು ನೋಡಬೇಕು, ಕಣ್ಣಾರೆ ಕಾಣಬೇಕು. ತಿರುಪತಿಗೆ ಎಷ್ಟೇ ಹೋದರೂ ಕೂಡ ಜೊತೆಗೆ ತೋರಲು ದರ್ಶನ ಆಗಿ ನನಗೆ ಆಗಿಲ್ಲ, ನಾನು ಬರೋದಿಲ್ಲ ದರ್ಶನ ಆಗಿಲ್ಲ ಅಂತ ಹೇಳ್ತಾರೆ. ನೀವೆಲ್ಲ ನೋಡಿದ್ರೆಲ್ಲ ಹೋಗೋಣ ಅಂತ ಹೇಳೋದಿಲ್ಲ, ನಾನು ನೋಡಬೇಕು ಅಂತ ಹೇಳ್ತಾನೆ. ಹೋಗ್ತಾನೆ ದರ್ಶನ ಯಾರಿಗಾದ್ರೂ ಹೋಗೋ ಎಲ್ಲರಿಗೂ ಹೇಗೆ ದರ್ಶನ ಆಗಬೇಕೋ ಅವೆಲ್ಲರಿಗೂ ಏನಾಗ್ತದೆ ಅಪರೋಕ್ಷ ಜ್ಞಾನ ಆಗಲೇಬೇಕು. ಯಾರಿಗೆ ಅಪರೋಕ್ಷ ಜ್ಞಾನ ಇಲ್ಲ ಅವರಿಗೇನಿಲ್ಲ, ದೇವರ ದರ್ಶನ ಆಗೋವರೆಗೂ ತಿರುಪತಿ ಬಿಡಾಗ ಆಗಿಲ್ವೋ, ಬ್ರಹ್ಮಜ್ಞಾನ ಬರೋವರೆಗೂ ಸಂಸಾರ ಬಿಡಾಗಿಲ್ಲ. ಸಂಸಾರವನ್ನು ನಾವು ದಾಟಬೇಕು ಅಂತ ಬ್ರಹ್ಮಜ್ಞಾನವಾಗಲೇಬೇಕು, ದೇವರ ಕಣ್ಣಾರೆ ಕಾಣಬೇಕು. ಹಾಗೆ ಕಂಡುಬಿಡ್ತಾ ಇದ್ದಲ್ಲ ಅಂದರೆ ದೇವರು ಸುಮ್ಮನೆ ಕಾಣೋದಿಲ್ಲ, ಶ್ರೋತವ್ಯ ಮಂತವ್ಯ ವಿಧಿ ಜ್ಞಾಪಿಸಲು ಮೊದಲು ದೇವರ ಬಗ್ಗೆ ಏನು ಮಾಡಬೇಕು, ಶ್ರವಣ ಮಾಡಿ ಕೇಳಿ 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 ಭಕ್ತಿ ಮಾಡಬೇಕು. ಆಮೇಲೆ ಮಂತವ್ಯ ದೇವರು ಮನನ ಮಾಡಿ 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 ಗಟ್ಟಿ ಮಾಡಬೇಕು. ಆಮೇಲೆ ನಿಧಿ ಧ್ಯಾಸಿಸ್ತವ್ಯ ಧ್ಯಾನ ಮಾಡಿ ಮಾಡಿ ರೂಪ ನೋಡಬೇಕು. ಮೂರು ಸ್ಟೇಜ್ ಶ್ರವಣ ಮನನ ಧ್ಯಾನ. ಶ್ರೋತವ್ಯ ಅಂದರೆ ಶ್ರವಣ, ಮಂತವ್ಯ ಅಂದರೆ ಮನನ, ಆಮೇಲೆ ನಿಧಿ ಧ್ಯಾಸಿತವ್ಯ ಧ್ಯಾನ. ಇದು ಮೂರು ಗುಣದಲ್ಲಿ ದರ್ಶನ ದ್ರಷ್ಟವ್ಯ. ಇದು ಅಂತ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಶ್ರವಣಾದಿಗಳ ಮೂಲಕವೇ ದೇವರನ್ನು ಕಾಣಬೇಕೇ ಬರುತ್ತೆ. ಶ್ರವಣ ಬೈಪಾಸ್ ಮಾಡಿ ದೇವರು ಕಾಣಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಶ್ರವಣವನ್ನು ಬೈಪಾಸ್ ಮಾಡಕ್ಕೆ ಬರೋದಿಲ್ಲ ಅಂತ. ಕರ್ಮನಾದು ಅಧಮ ಪ್ರೋಕ್ತ ಶ್ರವಣಾದಿ ನಿಜಮೋ ಜ್ಞಾನ ಸಂಪತ್ಯ ಉತ್ತಮೋ ಮತ. ಈಗ ಆಚಾರ್ಯರು ಆ ಕರ್ಮದ ಸ್ಥಾನ ಏನು ಅಂತ ಹೇಳ್ತಾರೆ, ಇಷ್ಟ ಕರ್ಮ ಮಾಡ್ತಾರೆ ಎಲ್ಲ ಸ್ಥಾನ ಸಂಧಾನ ಎಲ್ಲ ಮಾಡ್ತಾರೆ. ಪಾಠ ಪ್ರವಚನ ಇದೆ ಇಲ್ಲ, ಒಂದು ದಿವಸ ಮಾಡೋದಿಲ್ಲ. ಎಷ್ಟೋ ಜನ ಇದ್ದಾರೆ ಪಾಠಕ್ಕೆ ಬರಬೇಕು ಅಂತ ಬಂತಾ ಇದ್ದೀವಿ ಆಚಾರ್ಯ, ಪಾಠಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ ನಮಗೆ ಅಂತ 20 ವರ್ಷದಿಂದ ಹೇಳ್ತಾ ಇದ್ದಾರೆ. ಯಾತಕ್ಕಾಗೋದಿಲ್ಲ ಅಂದರೆ ಬೆಳಿಗ್ಗೆ ನಾನು 5 ಗಂಟೆಗೆ ಎತ್ತಿ ಸ್ನಾನ ಮಾಡಿ ಕೂತ್ಬಿಟ್ಟೆ ಅಂದರೆ ಪೂಜೆ ಮುಗಿದ್ರೆ 9 ಗಂಟೆ ಆಗುತ್ತೆ, ಊಟ ಮಾಡಿ ಆಗಿಸ್ಟ್ ಹೋಗುತ್ತೆ, ಬಸ್ ಸಂಧ್ಯಾವನ್ನ ಕೂತಿ ಅಂದರೆ ಬಸ್ಸೆ 9 ಗಂಟೆ ಆಗುತ್ತೆ. ಹೀಗಾಗಿ ಪಾಠ ಇಲ್ಲ ಯಾಕೆ ಪ್ರವಚನ ಇಲ್ಲ, ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ಕರ್ಮ ಎಷ್ಟೇ ಮಾಡಿದ್ರು ಕೂಡ ನಂಬರ್ 1 ಮಾಡಿದ್ರು ಕೂಡ ಎಷ್ಟು ಬರೋದು ದೇವರ ಪ್ರಸಾದ ಎಂತದ್ದು ಅಥವಾ ದೋಯಕ್ಕೆ ಪ್ರಸಾದ ಮಾಡ್ತಾನಂತೇನೆ. ಅಲ್ಲ, ಕರ್ಮಯೋಗಿಗಳು ಅಂತ ಮುಂದೆ ಹೇಳಿದ್ದಾರೆ. ಜ್ಞಾನ ಇದ್ದು ಕರ್ಮ ಮಾಡಿದ್ರೆ ಕರ್ಮಯೋಗಿಗಳು ಅಂತಾರೆ, ಮತ್ತು ಬರೀ ಕರ್ಮ ಮಾಡಿದ ಕರ್ಮಯೋಗಿಗಳ ಜಾಸ್ತಿ ಕಾಲ ಯಾರು ಅಪ್ರೋಷ ಜ್ಞಾನ ಬಂದ ಮೇಲೆ ಅದಲ್ಲ, ಮೊದಲಿಗೆಲ್ಲ ಮೊದಲೆಲ್ಲ ಇದೆ ತಪ್ಪೆ. ಅಪ್ರೋಷ ಜ್ಞಾನ ಬಂದ ಮೇಲೆ ಜನಕಾದಿಗಳೆಲ್ಲ ಕರ್ಮಯೋಗಿಗಳು, ಜನಕಾದಿಗಳು ಜ್ಞಾನಯೋಗಿಗಳು. ಬೇಸಿಕಲಿ ಅವರು ಯಾರು ಜ್ಞಾನಿಗಳು, ಜ್ಞಾನಿಗಳು ಅಂದ್ರೆ ಸಾಮಾನ್ಯ ಹೇಳ್ತಾರೆ. ಕರ್ಮನಾದ ಅಹಮ ಪ್ರೋಕ್ತ ಪ್ರಸಾದ ಶ್ರವಣಾದಿರಿ. ಸ್ಪೋರ್ಟ್ಸ್ ಪ್ಲೇಯರ್ ಅವರು, ಇಂಟರ್ನ್ಯಾಷನಲ್ ಅವರು, ಸ್ಪೋರ್ಟ್ಸ್ ಪ್ಲೇಯರ್ ಅವ್ರು ಏನು ಟಾಗ್ಯ ಬಂದಿಲ್ಲ ಪರಿಚಯ ಕೊಟ್ಟಿಲ್ಲ, ಅದೇನಂತ ಅವಾರ್ಡ್ ಕೊಡ್ಬೋದು ಅವರು ಸ್ಪೋರ್ಟ್ಸಲ್ಲಿ ಪಾಸ್ ಮಾಡೋಕ್ಕಾಗೋದಿಲ್ಲ ಅವರು. ಅರ್ಥ ಆಯ್ತಾ? ವೆರಿ ಗುಡ್ ಅಂತ ಹೇಳ್ತಾರೆ, ಪೇಪರ್ ನ್ಯೂಸ್ ಪೇಪರ್ ಹೆಸರು ಬರುತ್ತೆ ಎಲ್ಲ ಬರುತ್ತೆ, ಬಟ್ ಪಾಸ್ ಆಗಲಿಕ್ಕೆ ಸಾಲ್ತು. ಅದಕ್ಕೆ ಅವ್ರು ನಿನ್ನೆ ಓದಬೇಕು ಹೊರತು ಬೇರೆ ದಾರಿ ಇಲ್ಲ. ಆದ್ದರಿಂದ ಕರ್ಮಾಚರಣೆ ಮಾಡಿದರೆ ಪರಮಾತ್ಮ ಅಧಮ ಪ್ರಸಾದವನ್ನು ಕೊಡ್ತಾನೆ. ಮಧ್ಯಮೋ ಜ್ಞಾನ ಸಂಪತ್ ಅಧಮ ಪ್ರಸಾದ ಶ್ರವಣಾದಿಗೆ ಮಧ್ಯಮ. ಶ್ರವಣಾದಿಗಳನ್ನು ಬರೀ ಶ್ರವಣಾದಿಗಳನ್ನು ಮಾಡ್ತಾನೆ, ಮರಣ ಮಾಡದೇ ಇಲ್ಲ, ಬರೀ ಶ್ರವಣಾದಿಗಳನ್ನು ಮಾಡ್ತಾ ಇರ್ತಾನಂತೇನೆ, ಅವನು ಮಧ್ಯಮ ಪ್ರಸಾದವನ್ನು ಮಾಡ್ತಾನೆ. ಆಮೇಲೆ ಜ್ಞಾನ ಸಂಪತ್ಯ ಪ್ರಸಾದಷ್ಟು ಉತ್ತಮ ಮತ ಅಪರೋಕ್ಷ ಜ್ಞಾನ ಬರುತ್ತಲ್ಲ, ಅವನು ಪರಮಾತ್ಮ ಎಂಥ ಪ್ರಸಾದ ಮಾಡ್ತಾನೆ, ಉತ್ತಮ ಪ್ರಸಾದ ಮಾಡ್ತಾನೆ. ಯಾವ ಪ್ರಸಾದ ಕೊಟ್ಟ ಕೊಡ್ತಾನೆ? ಉತ್ತಮ ಪ್ರಸಾದ ಕೊಟ್ಟ ಕೊಡ್ತಾನೆ, ಅಧಮ ಪ್ರಸಾದ ಕೊಟ್ಟ ಕೊಡೋದಿಲ್ಲ. ಬಟ್ ಅಧಮ ಪ್ರಸಾದ ಕೇಳಿ ಕೊಡ್ತಾರೆ ಅಂತ ಹೇಳ್ತಾರೆ. ಪ್ರಸಾದ ಪರಮಾತ್ಮೋಕ ಪ್ರಕೀರ್ತಿ ಕರ್ಮಾಚರಣೆ ಮಾಡೋದ್ರಿಂದ ಅಧಮ ಪ್ರಸಾದ, ಅಧಮ ಪ್ರಸಾದ ಕೇಳಿ ಫಲ ಅಂದರೆ ಸರ್ಕಾರಿಗಳನ್ನು ಕೊಡ್ತಾರೆ ಅಂತ ಮೋಕ್ಷ ಕೊಡೋದಿಲ್ಲ. ಸರ್ಗಕ್ಕೆ ಹೋದ ಏನಾಗಬೇಕು? ಆಮೇಲೆ ಕ್ಷೀಣೆ ಪುಣ್ಯ ಮತ್ತೆ ರೋಗಂ ವಿಹೆದ್ದು ವಾಪಸ್ ಬರಲೇಬೇಕು. ಎಷ್ಟೋ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ, ಟೆಂಪ್ರರಿ ಆಗ್ತದೆ, ಉಪಯೋಗ ಇಲ್ಲ. ಮಧ್ಯಮ ಜನಲೋಕಾದಿ ಮಧ್ಯಮ ಪ್ರಸಾದವನ್ನು ಮಾಡಿ ಜನಲೋಕ ತಪೋಲೋಕಾದಿ ಉಪಲೋಕಾದಿಗಳನ್ನು ಕೊಡ್ತಾರೆ. ಉತ್ತಮ ಸೇವ ಮುಕ್ತಿದ ಮುಕ್ತಿ ಕೊಡಬೇಕಾದ್ರೆ ಎಂಥ ಪ್ರಸಾದ ಇರಬೇಕೋ ಪರಮಪ್ರಸಾದವನ್ನೇ ಮಾಡಬೇಕು. ಆದ್ದರಿಂದ ಯಾವಾಗ ಯಾವುದಕ್ಕೆ ಇಷ್ಟಪಡಬೇಕೋ ಪರಮಪ್ರಸಾದಕ್ಕೆ ಇಷ್ಟಪಡಬೇಕೇ ಹೊರತು ಬೇರೆ. ಪರಮಪ್ರಸಾದ ಯಾವುದಕ್ಕೆ ಮಾಡ್ತಾನೆ? ಜ್ಞಾನಕ್ಕೆ ಮಾಡ್ತಾನೆ. ಆದ್ದರಿಂದ ಯಾವ ಪ್ರಯತ್ನ ಪಡಬೇಕೋ ಜ್ಞಾನಕ್ಕೆ ಪ್ರಯತ್ನ. ಈ ಥರ ಹಾಕ್ಕೊಂಡ್ಬಿಟ್ರೆ ಟೈಮ್ ಟೇಬಲ್ ಫ್ರೇಮ್ ಮಾಡಿಕೊಂಡ್ರೆ ಒಳ್ಳೆ ಸಾಧನೆ ಮಾಡಿಸ್ತಾರೆ. ಇವತ್ತು ನಮ್ಗೆ ಏನಾಗಿದೆ, ಜ್ಞಾನ ಕ್ಯಾಜುವಲ್ ಅಂತ ಆಗೋದಿಲ್ಲ. ಆ್ಯಕ್ಚುಲಿ ಜ್ಞಾನ ಅಂಬೋದೇನದು ಕಂಪಲ್ಸರಿ, ಜ್ಞಾನ ಆಪ್ಷನಲ್ ಇಲ್ಲ. ಎಲ್ಲದನ್ನು ಬೈಪಾಸ್ ಮಾಡ್ಬೋದು, ಜ್ಞಾನ ಬೈಪಾಸ್ ಮಾಡೋಕ್ಕೆ ಬರೋದಿಲ್ಲ, ಅರ್ಥ ಆಯ್ತಾ? ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಎಷ್ಟು ಮಠಕ್ಕೆ ಬರ್ತಾರೆ ಅರ್ಜೆಂಟ್ ಮನೆಗೆ ಹೋಗ್ಬೇಕಾಗಿದೆ ತಿಳ್ಕೊಬೋದು. ಅವಾಗ ಏನು ಮಾಡ್ತಾರೆ? ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಏನು ಮಾಡ್ತಾರಾಗ? ತೀರ್ಥ ಪ್ರಸಾದ ತೀರ್ಥ ತಗೊಂಡು ತೀರ್ಥ ತಗೊಂಡು ಇಲ್ಲ ಮಾಡಿ ತೀರ್ಥ ಮಂತ್ರ ದೇವರ ಮುಂದೋಗಿ ಎಲ್ಲ ಬಂದು ಅದು ಊಟ ಮಾಡಿದೆ ತೀರ್ಥ ತಗೊಳ್ಳಿಲ್ಲ ತೀರ್ಥ ಉತ್ತಾರ್ಥ ತಗೊಳ್ಳಿಲ್ಲ ವೇಸ್ಟ್ ಅವ್ರಿಗೆ ಹೋಗ್ತಾರೆ. ಊಟಕ್ಕಿಂತ ಎರಡು ಆದರೆ ಬಾಡಿ ಒಳ್ಳೆಯದು, ಬಟ್ ಎರಡರ ಒಂದು ಅಂತ ಬಿಡೋದಾದ್ರೆ ಯಾವ್ದು ಬಿಡಬೇಕು? ಊಟ ತೀರ್ಥ ಒಂದು ಅಷ್ಟೇ ಬಿಡಕ್ಕೆ ಬರೋದು. ಆ ಟೈಪ್ ಜ್ಞಾನ ಅಂಬೋದು ತೀರ್ಥ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಬಿಟ್ಟು ಎಂದು ನಾವು ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ಮನುಷ್ಯನಿಗೆ ಅದಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ? ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ. ಬೇರೆ ಯಾವ ಪ್ರಾಣಿಗೂ ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ, ಮನುಷ್ಯನಿಗೆ ಬಂದರೆ ಜ್ಞಾನೇಂದ್ರಿಯ ಕೊಟ್ಟಿದ್ದರು. ಅದನ್ನು ಬರೀ ಕರ್ಮಕ್ಕೆ ಉಪಯೋಗ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ. ಕರ್ಮಾಚರಣೆ ಮಾಡಿ ಮಾಡಿ ಏನು ಬರುತ್ತೆ? ಜ್ಞಾನ ಬರುತ್ತೆ. ಆದರೆ ಬರೀ ಕರ್ಮಕ್ಕೆ ಸ್ಟಾಪ್ ಆದ ಜ್ಞಾನ ಬರೋದಿಲ್ಲ, ಅಡವಳಿಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಕರ್ಮಣ ಬದ್ಧತೆ ಜಂತು. ಬರೀ ಕರ್ಮಾಚರಣೆ ಮೆಕ್ಯಾನಿಕಲಿ ಮಾಡ್ತಿದ್ರೆ ಇನ್ನೂ ವಾಪಸ್ ಹೋಗ್ತಾರೆ, ಮುಂದೆ ಹೋಗೋದಿಲ್ಲ. ಬರೀ ಜ್ಞಾನ ಓರಿಯಂಟೆಡ್ ಆಗಿ ಮಾಡಿದ್ರೆ ಮುಂದೆ ಹೋಗ್ತಾರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಲ್ಲೂ ಏನಿರ್ಬೇಕು ಅವನಿಗೆ? ಜ್ಞಾನದ ಸತ್ಯ ಇರ್ತದೆ. ಜ್ಞಾನದ ಸತ್ಯ ಇಂದ ಹೋದರೆ ಕರ್ಮಾಚರಣೆ ಎಂಬುದು ಬಂಧಕ, ತಾರಕ ಅಲ್ಲ, ಬಂಧಕ. ಹಾಂ, ಹೌದು ಹೌದು. ಯಾರಿಗೆ? ಅವ್ರು ಎಂದಾಗ ಪಕ್ಷಿಗಳವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಾಯ ಪಕ್ಷಿಗಳಾಗಿದೆ, ಸಾಮಾನ್ಯರಲ್ಲ. ಮತ್ತೆ ಸಾಮಾನ್ಯ ಮನುಷ್ಯರಿಗೆ ಜ್ಞಾನ ಬರುತ್ತೆ. ಶಿಕಾರ ಎಂತಾಗಿದ್ದಾಗ ಎಷ್ಟು ಜ್ಞಾನ ಬಂದಿದೆ ಅವರಿಗೆ? ಕಪಿಗಳು, ಸುಗ್ರೀವಾದಿಗಳು ಎಂತ ಸಾಧನೆ ಮಾಡಿದ್ರಲ್ಲ. ದೇವತೆಗಳಿಗೆ ದೋಷ ಇಲ್ಲ, ಉಳಿದವರಿಗೆ ಮಾತ್ರ ಯಾವ ಜನ್ಮ ಬರಬೇಕು? ಮನುಷ್ಯ ಜನ್ಮನೇ ಬರಬೇಕು, ಶೋತ್ರಿಯ ಜನ್ಮನೇ ಬರಬೇಕು. ಉಳಿದವರಿಗೆಲ್ಲ ಆಗೋದು, ಅವರಿಗೆ ಬೇರೆ. ಶ್ರವಣ ಶ್ರವಣ ಮನನಂಜೈವ ಮತ್ತಿಷ್ಟೈವ ಚ ಧ್ಯಾನಿಕ್ಯತೆ ಶ್ರವಣ ಮನನಂಚವ ಧ್ಯಾನ ಭಕ್ತಿ ತಥೈವ ಚ ಅಂತ ಹೇಳ್ತಾರೆ. ಶ್ರವಣ ಮನನ ಧ್ಯಾನ ಭಕ್ತಿ ಇವೆಲ್ಲ ಏನಿವು? ಸಾಧನ ಜ್ಞಾನ ಸಂಪತ್ತವು, ಜ್ಞಾನ ಪ್ರಾಪ್ತಿಗೆ ಸಾಧನಗಳಿವೆಲ್ಲ ಗುಣ. ಪ್ರಧಾನ ನಾಣ್ಯದಿತ್ಯ ಪ್ರಧಾನ ಸಾಧನಗಳು ಶ್ರವಣ ಮನನ ಧ್ಯಾನ ಭಕ್ತಿಗಳು ಜ್ಞಾನ ಪ್ರಾಪ್ತಿಗೆ ಪ್ರಧಾನ ಸಾಧನಗಳಾದ್ದರಿಂದ ಯಾವಾಗ ಒಂದೇ ಮಾಡಬೇಕಾದ್ರೂ ಬೇರೆ ಕಡೆ ಗಮನ ಕೊಡಬಾರದು. ಬಹಳ ಮುಖ್ಯವಾದಂಥ ಸಿದ್ಧಾಂತ. ನಚೈತಾರಿ ವಿನಾ ಕಚ್ಚಿತ್ ಜ್ಞಾನವಾ ಬಹು ತಶ್ಯನ ಪ್ರಶ್ನೆ ಅಕಸ್ಮಾತ್ ಬೈಪಾಸ್ ಮಾಡಬಹುದು ಅಂತ ಪ್ರಶ್ನೆ. ಕೆಲವು ತೀರ್ಥಯಾತ್ರೆ ಮಾಡೋದಿಲ್ಲ, ಗೊತ್ತಾಯ್ತಿಲ್ಲ, ಬೈಪಾಸ್ ಮಾಡ್ಬೋದು. ಕೆಲವು ದಾನ ಮಾಡೋದಿಲ್ಲ, ಬೈಪಾಸ್ ಮಾಡ್ಬೋದು. ಯಾವ್ದು ಬೇಕಾದ್ರೂ ಬೈಪಾಸ್ ಮಾಡ್ಬೋದು. ಜ್ಞಾನ ಬೈಪಾಸ್ ಮಾಡಕ್ ಬರೋದಿಲ್ಲ, ಅರ್ಥ ಆಯ್ತಾ? ಈಗ ಜ್ಞಾನ ಬೈಪಾಸ್ ಮಾಡೋದು, ನಾವು ಜ್ಞಾನ ಒಂದೇ ಬೈಪಾಸ್ ಮಾಡ್ತೀವಿ ಹೌದಲ್ಲ? ಜ್ಞಾನ ಒಂದೇ ನಮಗೆ ಎಕ್ಸಾಮ್ ಕೊಡ್ತೀವಿ. ಬಟ್ ಏನು ಮಾಡಿಬಿಡ್ತೀರ? ವಿದ್ಯಾರ್ಥಿಗೆ ಎಷ್ಟೋ ಇವೇ ಮಾಡಿಬಿಡ್ತಾರೆ. ಅಟೆಂಡೆನ್ಸ್ ಕಾಟೇಜ್ ಆಗಿತ್ತು ಪರವಾಗಿಲ್ಲ, ಏನು ಮಾಡಿದ್ದ ಪರವಾಗಿಲ್ಲ. ಪಲ್ಟಿಗೆ ಕೊಡೋದಿಲ್ಲ ಅಂದರೆ ಅದನ್ನ ಏನು ಮಾಡೋಕ್ಕೆ? ಕಂಟ್ರೋಲ್ ಮಾಡೋಕ್ಕಾಗ. ಕಂಟ್ರೋಲ್ ಮಾಡಬೇಕಾದ್ರೆ ಜ್ಞಾನ ಒಂದಿದ್ದರೆ ಉಳಿದು ಕಂಟ್ರೋಲ್ ಮಾಡ್ತಾರೆ. ಆದರೆ ಜ್ಞಾನ ಮಾತ್ರ ಯಾವ ಕಾಲಕ್ಕೆ ಏನು ಮಾಡೋದಿಲ್ಲ? ಕಂಟ್ರೋಲ್ ಮಾಡೋದಿಲ್ಲ. ಆದ್ದರಿಂದ ಜ್ಞಾನನೆಂದೂ ಬಯಸ್ಬಿಡಕ್ಕೆ ಬರೋದಿಲ್ಲ. ನೈಟೆ ಹೇಳ್ತಾರೆ ಒಂದಾರು ಕೇಸ್ ಇದೆಯಾ ಅಂತ ಕೇಳ್ತಾರೆ. ಅಷ್ಟಿಷ್ಟು ಒಂದಾರು ಕೇಸ್ ಇದೆಯಾ ಅಂದರೆ ಅಕಸ್ಟಿ ನಾಟಿ ಬೇರೆ ಸೆಂಗ್ರ ಕೇಸ್ ಅಂತ ಹೇಳ್ತಾರೆ. ಅನಂತಾನಂದ ಕಾಲದಿಂದ ಅನಂತಾನಂದ ಜನ ಮುಕ್ತಿ ಹೋಗಿದ್ದಾರೆ. ಅದು ಒಂದು ಕೇಸು ಕೂಡ ಜ್ಞಾನ ಬಿಟ್ಟು ಹೋಗಿದ್ದ ಕೇಸ್ ಇಲ್ಲ. ಹೇಳ್ತಾ ಇಲ್ಲಿ ಪರೀಕ್ಷೆ ಕೊಡೋರು ಪಾಠ ಬಿಟ್ಟಿರ್ತಾರೆ. ಯೂನಿವರ್ಸಿಟಿಗಳಲ್ಲಿ ಕೆಲವು ರ್ಯಾಂಕಿಗೆ ಬಂದ್ಬಿಡ್ತಾರೆ ಪರೀಕ್ಷೆ ಕೊಡದವರು. ಆದರೆ ದೇವರ ಸರ್ಕಾರದಲ್ಲಿ ಮಾತ್ರ ಒಬ್ಬನೇ ಒಬ್ಬರು ಕೂಡ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡ್ತೇನೆ ಒಟ್ಟು ಹೋಗಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ಸುಧಾರಣ ಇದ್ದಾರೆ, ಎಷ್ಟೋ ಮಾಡೋಕ್ಕಾಗಲಿಲ್ಲ ಅದನ್ನು. ಆದರೆ ಜ್ಞಾನ ಬಿಡಲಿಲ್ಲ. ಎಲ್ಲರೂ ಅಸುವೇದಾದಿಯಾಗಿ ಬ್ರಾಹ್ಮಣರಿಗೆ ಹೇಳೇ ಇಲ್ಲ. ಅವರು ಕ್ಷತ್ರಿಯರು ಮಾಡಿದ್ರು ಕೆಲವು ಮಾಡ್ತಾರೆ ಕೆಲವು ಬಿಡ್ತಾರೆ. ಆದರೆ ಜ್ಞಾನ ಮಾತ್ರ ಬ್ರಾಹ್ಮ ಯಾರೇ ಆಗಿರಲಿ ಏನಾಗಿರ್ಬೇಕು ಅವರಿಗೆ? ಋಷಿ ದೇವಮುನಿಗಳಿಂದ ಹಿಡಿದು ಯಜ್ಞೇಶ್ವರ ಮಕ್ಕಳವರೆಗೆ ಅಂತ್ಯ ಜನವರೆಗೂ ಎಲ್ಲರೂ ಏನಾಗಿರ್ಬೇಕು? ಅವರು ಜ್ಞಾನ ಸಂಪಾದನೆ ಮಾಡಲೇಬೇಕು ಅನ್ನೋದು ಕಡ್ಡಾಯ. ಅದು ಎಂದೂ ಕೂಡ ಅವರು ವಿನಾಯಿತಿ ಕೊಡೋದಿಲ್ಲ. ಇಷ್ಟು ಒಂದು ಘಟ್ಟ ಬಂತು. ಇದರಿಂದ ಯಾತಕ್ಕೆ ಹೇಳಿದರು ಅಂದರೆ ಜಿಜ್ಞಾಸ ಅಂತ ಹೇಳಿದ್ರಲ್ಲ, ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಅವರು ಜ್ಞಾನ ಸಂಪಾದನೆ ಮಾಡಬೇಕು. ಅದು ಬಿಟ್ಟ ಬರೋದಿಲ್ಲ ಆಗ್ತಿದ್ದ ಅಂತ ಬರುತ್ತೆ. ಮುಂದಿನ ಪ್ರಶ್ನೆ, ಅಥಾತು ಬ್ರಹ್ಮ ಜಿಜ್ಞಾಸ ಅಂತಿದೆ. ಅಥ ಒಪ್ಪೋಣ, ಅಥಾನು ಒಪ್ಪೋಣ, ಜಿಜ್ಞಾಸೆನೂ ಮಾಡೋಣ, ಜ್ಞಾನ ಪ್ರಾಧಾನ್ಯ ಕೊಡೋಣ, ಈ ಬ್ರಹ್ಮ ಜಿಜ್ಞಾಸೆ ಮಾಡೋಣ. ಬ್ರಹ್ಮ ಅಂದರೆ ವಿಷ್ಣು ಅಂತ ಯಾರು ಹೇಳಿದೆ ನಿಮಗೆ? ಹರ ಯಾಕಾಗಬಾರದು ಬ್ರಹ್ಮ ಅಂದರೆ? ಅಗ್ನಿ ಯಾಕಾಗಬಾರದು? ಅದು ಬ್ರಹ್ಮದೇವರ ಯಾತಕ್ಕಾಗಬಾರದು. ಉತ್ತರ ಕೊಡ್ತಾರೆ ಈಗ. ಬ್ರಹ್ಮಶಬ್ದಸ್ಯ ಅಥಾತು ಬ್ರಹ್ಮ ಜಿಜ್ಞಾಸ ಅಂಬಲ್ಲಿ ಬ್ರಹ್ಮ ಅಂತ ಬಂದಿದೆ ಅಲ್ಲ, ಅದು ವಿಷ್ಣು ಜಿಜ್ಞಾಸ ಅಂತ ಅರ್ಥ ಮಾಡಬೇಕೆ ಹೊರತು ಹರ ಜಿಜ್ಞಾಸ ಅಗ್ನಿ ಜಿಜ್ಞಾಸ ಇತ್ಯಾದಿ ಅರ್ಥ ಮಾಡಬಾರದು ಅಂತ ಹೇಳಿದರು. ಯಾತಕ್ಕೆ ಅಂದರೆ ಬ್ರಹ್ಮಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಹೇಳುತ್ತೆ. ಬ್ರಹ್ಮಶಬ್ದ ವಿಷ್ಣುವಾಚಕವಾದ ಶಬ್ದವಾದ್ದರಿಂದ ನಾವು ಬ್ರಹ್ಮಶಬ್ದ ಎಲ್ಲೆಲ್ಲಿ ಬರುತ್ತೆ ಶಾಸ್ತ್ರಗಳಲ್ಲಿ ವಿಷ್ಣು ತಿಳ್ಕೊಳ್ಳೋದು. ಇದು ಸ್ವಲ್ಪ ಕ್ಲಾರಿಫಿಕೇಶನ್ ಇದೆ. ಸಾಮಾನ್ಯ ನಮ್ಮಲ್ಲಿ ಏನು ಕಲ್ಪನೆ ಇದೆ? ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವಾಲಯಕರ್ತ. ಸೊ ಬ್ರಹ್ಮದೇವರ ಕಷ್ಟಗಳು ಅರ್ಥ ಆಗೋದೇನು? ಬ್ರಹ್ಮ ಅಂದರೆ ಅರ್ಥ. ಆದರೆ ಉಪನಿಷತ್ತುಗಳಲ್ಲಿ ಇದರಲ್ಲಿ ಹಾಗಲ್ಲ. ಬ್ರಹ್ಮ ಅಂದರೆ ಯಾರು ಅಂತ ಅರ್ಥ? ವಿಷ್ಣು ಅಂತಲೇ ಭಾಳ ಇಂಪಾರ್ಟೆಂಟ್ ತಿಳ್ಕೊಂಡಿರ್ಬೇಕು. ನಾವು ಲೌಕಿಕದಲ್ಲಿ ವ್ಯವಹಾರ ಬಂದಿರೋದು ಬೇರೆ, ಶಾಸ್ತ್ರದ ವ್ಯವಹಾರ ಬೇರೆ. ಶಾಸ್ತ್ರದ ವ್ಯವಹಾರದಲ್ಲಿ ಬ್ರಹ್ಮ ಅಂತ ಎಲ್ಲೆಲ್ಲಿ ಬಂದಿರುತ್ತೋ ಅಲ್ಲಿ ವಿಷ್ಣು ಅಂತಲೇ ಅರ್ಥ ಮಾಡಬೇಕು ಹೇಳ್ತಾರೆ. ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ ಅಂತಕ್ಕಂಥ ಶಬ್ದ ವಿಷ್ಣುವನ್ನೇ ಹೇಳುತ್ತೆ ಹೊರತು ಬೇರೆ ಅಲ್ಲ. ಅದಕ್ಕೆ ಆಧಾರ ಕೊಡ್ತಾರೆ ಯಮಂತ ಸಮುದ್ರೇ ವಯಂತಿ ಸಮುದ್ರೇ ಕವಯೋ ವಯಂತಿ. ಸಮುದ್ರದೊಳಗಿದ್ದಾನಲ್ಲ ಯಾರೆಲ್ಲ ಅವನು ತಿಳ್ಕೊಳ್ತಾರೆ, ಸಮುದ್ರದೊಳಗಿರೋನ್ನ ಯಾರು ಜನರು ಆರಾಧನೆ ಮಾಡ್ತಾರೆ. ಸಮುದ್ರದೊಳಗಿರೋರು ಯಾರು? ನಾರಾಯಣ ಒಬ್ಬನೇ. ನಾರಾಯಣ ಸಮುದ್ರದೊಳಗಿರೋನಾದ್ರಿಂದ ಅವನೇ ಸರ್ವೋತ್ತಮ. ತದಷ್ಟರೇ ಪರಮೇ ಪ್ರಜಾ ಯತಃ ಪ್ರಸೂತ ಜಗತಃ ಪ್ರಸೂತಿ. ಜಗತಃ ಪ್ರಸೂತಿ ಅಂದರೆ ಮಹಾಲಕ್ಷ್ಮಿ, ಜಗತ್ತಿನ ತಾಯಿ. ಜಗತ್ತಿನ ತಾಯಿಯಾದ ಮಹಾಲಕ್ಷ್ಮಿಯನ್ನು ಪಡೆದವನು ಯಾರು? ನಾರಾಯಣ. ಆದರೆ ಅವನೇ ಸರ್ವೋತ್ತಮ. ಸೋಯೇನ ಜೀವಾನ್ ಭೂಮ್ಯಾತ್ಯುಕ್ತ್ಯಾ ತದೇ ವರ್ತಂ ತದು ಸತ್ಯ ಬಾಹುಮು ತದೇವ ಬ್ರಹ್ಮ ಕವೀನಾಂ ಶ್ರುತಿ. ಇದೆಲ್ಲ ಹೇಳಿ ತದೇವ ಬ್ರಹ್ಮ ಪರಮಂ ಕವೀನಾಂ. ಜ್ಞಾನಿಗಳ ವಿಷಯದಲ್ಲಿ ಬ್ರಹ್ಮ ಅಂದರೆ ಯಾರು? ವಿಶ್ವವೇ ಅಂತ ಉಪನಿಷತ್ ಹೇಳ್ತಾ ಇರೋದ್ರಿಂದ ಬ್ರಹ್ಮ ಅಂದರೆ ವಿಷ್ಣು ತಿಳ್ಕೋಬೇಕೆ ಹೊರತು ಬ್ರಹ್ಮಾದಿ ದೇವತೆಗಳು ಅರ್ಥ ಮಾಡ್ಕೋಬಹುದು. ತನ್ನೋ ವಿಷ್ಣು ವಚನಾತ್ ಸುರೇವಹಿ ತನ್ನೋಚ್ಯತೆ. ಅಲ್ಲಿ ತನ್ನೋ ವಿಷ್ಣು ಬಂದಿದೆ ಬ್ರಹ್ಮ ಅಂತ ಹೇಳಿಬಿಟ್ಟು ಮುಂದೆ ಏನಂತ ಹೇಳಿದ್ದಾರೆ, ಸಮುದ್ರದೊಳಗಿರೋದು ಮೊದಲು ಹೇಳಿದ್ರು, ಮುಂದೆ ವಿಷ್ಣುವಂತೂ ಮುಂದೆ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಉಪನಿಷತ್ತುಗಳಂತೆ ಶಾಸ್ತ್ರಗಳಂತೆ ಬ್ರಹ್ಮಶಬ್ದ ವಿಷ್ಣುವೇ, ವಿಷ್ಣುವನ್ನೇ ಹೇಳ್ತಕ್ಕಂಥ ಶಬ್ದ. ಮತ್ತೆ ಇತರ ಶಬ್ದ ತತ್ಪ್ರಾಪ್ತಿ ಅದು ಪ್ರಶ್ನೆ ಬಂತು. ಸ್ವಾಮಿ ಕೆಲವು ಕಡೆಗೆ ಬ್ರಹ್ಮಾದಿ ದೇವತೆಗಳನ್ನು ಬ್ರಹ್ಮ ಅಂತ ಕರೀತಾರೋ ಇಲ್ಲೋ, ಬೃಹ ಜಾತಿ ದೇವ ಕಮಲಾಸನ ಶಬ್ದ ರಾಶಿಷು ಇತ್ಯಾದಿಗಳಲ್ಲಿ ಕಾಡುತ್ತೇವೆ ಅಂತ ಕೇಳಿದರೆ ಹಾಗೆಲ್ಲ ಹೇಳಬಾರ್ದು. ಎಲ್ಲಿಯಾದರೂ ಕೂಡ ಬೇರೆಯವರೆಲ್ಲ ಜಗತ್ಕಾರಣ ಅಂತ ಹೇಳಿದರೆ, ಆ ಬೇರೆಯವರ ಹೆಸರು ಬ್ರಹ್ಮಾದಿಗಳು ಬಂದಿದ್ದರೆ ಅದಕ್ಕೆ ಅಂತ ಏನಂತ ಮಾಡಬೇಕು? ವಿಷ್ಣು ಅಂತಲೇ ಮಾಡಬೇಕು. ಯಾತಕ್ಕೆ ಅಂದರೆ ನಾಮಾನಿ ವಿಶ್ವ ಸಂತಿ ಲೋಕೆ ಯದಾ ವಿರಾಹಿ ದೇವಸ್ಯ ಸರ್ವಂ ನಾಮಾನಿ ಸರ್ವಾಣಿ ನಾಮಾಭಿಚಂತಿ ನವೈ ವಿಷ್ಣು ತಮ್ಮೈ ಹೇಳ್ತಾ ಇದ್ದಾರೆ. ಪಲ್ಲವೇ ಶ್ರುತಿ ನಾಮಾನಿ ವಿಶ್ವ ಅಭಿ ನಸಂತಿ ಲೋಕೆ ಯದಾ ವಿರಾಹಿ ತನುಸಸ್ಯ ಸರ್ವ. ಬೇರೆ ಯಾವ ದೇವತೆಗಳು ಕೂಡ ವಿಶ್ವಾನಿ ನಾಮಾನಿ ನಸಂತಿ, ಎಲ್ಲ ಹೆಸರುಗಳು ಇಲ್ಲ. ಸರ್ವಶಬ್ದವಾಚ್ಯತ್ವ ಬೇರೆ ಯಾವ ದೇವತೆಗಳಿಗೂ ಇಲ್ಲ. ಇರೋದು ಯಾರಿಗೆ? ವಿಷ್ಣು ಒಬ್ಬನಿಗೆ. ನಾಮಾನಿ ಸರ್ವಾಣಿ ಯಮಾವಿಚಂತಿ ತಮ್ಮೈ ವಿಷ್ಣು ಪರಮ ಉದಾಹರಣೆ. ಎಲ್ಲ ಹೆಸರುಗಳು ವಿಷ್ಣುವನ್ನೇ ಹೇಳ್ತಾ ಇವೆ. ಬರೀ ವಿಷ್ಣು ಅಂತ ಹೇಳೋದಿಲ್ಲ, ಪರಮಂ ಉದಾಹರಣ ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಬಹಳ ಇಂಪಾರ್ಟೆಂಟ್. ಯಾವುದೇ ಹೆಸರು, ಅದು ಲೌಕಿಕ ಹೆಸರು ಇರ್ಬೋದು, ವೈದಿಕ ಹೆಸರು ಇರ್ಬೋದು, ಯಾವುದೇ ದೇವತೆ ಹೆಸರು ಇರ್ಬೋದು, ಋಷಿ ಹೆಸರು ಇರ್ಬೋದು, ವಸ್ತುವಿನ ಹೆಸರು ಇರ್ಬೋದು, ಅದು ಬೇಸಿಕಲಿ ಯಾರ ಹೆಸರು? ಅದು ದೇವರ ಹೆಸರು. ಗೊತ್ತಾಯ್ತಾ? ದೇವರನ್ನು ಹೇಳದೆ ಇರತಕ್ಕ ಶಬ್ದಗಳೇ ಜಗತ್ತಿನ ನಿಲ. ಎನಿ ವರ್ಡ್ ಅದು ಸೌಂಡ್ ಆಗ್ಬೋದು, ಗೊತ್ತಾಯ್ತಾ? ಲೆಟರ್ಸ್ ಆಗ್ಬೋದು, ಪ್ರತಿಯೊಂದು ಹೇಳೋದು ಯಾರನ್ನ? ವಿಷ್ಣುವನ್ನ. ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ವಶಬ್ದವಾಚ್ಯತ್ವ ವಿಷ್ಣುವಿಗಿದೆ. ಆದ್ದರಿಂದ ಬೇರೆ ಎಲ್ಲಾದರೂ ಒಂದು ಕಡೆಗೆ ಏಕೋದ್ವಿತೀಯ ಯಶಸ್ಸೆ ಹಿರಣ್ಯ ಗರ್ಭ ಸರ್ವತ್ತಪಾಗ್ರೇ ಇತ್ಯಾದಿ ಮಾತುಗಳಲ್ಲಿ ರುದ್ರದೇವರು ಬ್ರಹ್ಮದೇವರು ಸರ್ವೋತ್ತಮರು ತತ್ವ ಕಂಡಿದ್ರೆ ಹಿರಣ್ಯನಾಥ ಬ್ರಹ್ಮ ಅಂತ ಅರ್ಥ ಮಾಡಬಾರ್ದು, ರುದ್ರ ರುದ್ರ ಅಂತ ಅರ್ಥ ಮಾಡಬಾರ್ದು, ನೀರು ಅಂತ ಅರ್ಥ ಮಾಡಬೇಕು, ವಿಷ್ಣುವಂತನೇ ಮಾಡಬೇಕು ಅಂತ ಯಾರು ಹೇಳ್ತಾರೆ? ವೇದ ಹೇಳ್ತಾ ಇದೆ. ಅದರಿಂದ ಮಾತಾಡಾಗಿಲ್ಲ. ಯೋ ದೇವ ಅವನೊಬ್ಬನೇ ಸರ್ವೋತ್ತಮನಾದ ನಾಮ ಏಕಏವ ಏಕಏವ ಸರ್ವೊಬ್ಬನೇ ಅಂತ ಹೇಳಿದ್ದರಿಂದ ಇದನ್ನು ಯಾರಿಗೂ ಕೂಡ ಸರ್ವಶಬ್ದ ವಾಚ್ಯತ್ವ ಇಲ್ಲ. ವಿಷ್ಣುವಿಗೆ ಮಾತ್ರನೇ ಸರ್ವನಾಮತ್ವ ಇದೆ. ಆದ್ದರಿಂದ ಬೇರೆ ದೇವತೆಗಳು ಸರ್ವೋತ್ತಮರು ಅಂತ ಎಲ್ಲಾದ್ರೂ ಬಂದಿದ್ದರೆ ಆ ಹೆಸರು ಅವರದ್ದಲ್ಲ, ವಿಷ್ಣುವಿನ ಹೆಸರು ಅಂತ ಅರ್ಥ. ಅಯಶ್ಚನಾಭೋ ಯೋ ದೇವಾನಾಂ ನಾಮಃ ಏಕೈವ ಇದೆಯಲ್ಲ, ವಿಶ್ವಕರ್ಮ ಸೂಕ್ತ ಅಂತ ಹೇಳ್ತಾರೆ. ವಿಷ್ಣು ಸೂಕ್ತ ಅಲ್ವಲ್ಲ ಸ್ವಾಮಿ, ವಿಶ್ವಕರ್ಮ ಸೂಕ್ತ ಅಂದರೆ ಅದು ಮುಂದೆ ನೋಡಿ ಏನಂತಿದೆ ಅಲ್ಲಿ, ಯಾವ ದೇವತೆ ಸರ್ವೋತ್ತಮ ಅಂದರೆ ಯಾವನು ಸರ್ವ ನಾಭ ಹೊಂದಿರೋನು ಅಂದರೆ ಅವನ ನಾಭಿಯೊಳಗೆ ಬರ್ತಾ ಇದೆ ಅಂತ ಹೇಳಿದ್ರು. ನಾಭಿಯೊಳಗೆ ಬರ್ತಾ ಇರೋನು ಯಾರು? ಭಕ್ತನಾದ ವಿಷ್ಣು ಒಬ್ಬನೇ. ಯಾರಿಗೂ ನಾಭಿಯೊಳಗೆ ಬರ್ತಾ ಇಲ್ಲ. ದೇರ್ಪೋ ಇಲ್ಲಿ ವಿಶ್ವಕರ್ಮ ಅಂದರೆ ಯಾರಿದೆ? ವಿಷ್ಣು ಹೊರತು ಬೇರೆಯವರಲ್ಲ. ಅಜಶ್ಚ ನಾಭೋಧೇಕ ಭಕ್ತಿಗಂ ತಸ್ಮಿನ್ ವಿಶ್ವಾನಿ ಭುವನಾನಿ ತತ್ತು ಇತಿ ವಿಷ್ಣೋರ್ಗಿ ಲಿಂಗಂ ನಚ ಇತ್ಯತೆ. ಈ ರೀತಿಯಾಗಿರ್ತಕ್ಕಂಥ ಮಾತುಗಳಿಗೆ ಪ್ರಸಿದ್ಧವಾಗಿರ್ತಕ್ಕ ಅರ್ಥವನ್ನು ಬಿಟ್ಟು ಏನೇನೋ ಅರ್ಥ ಮಾಡಕ್ಕೆ ಹೋಗಬಾರ್ದು. ವಿಶ್ವಕರ್ಮಾದಿ ಗುಪ್ತಗಳಿಗೆ ವಿಶ್ವಕರ್ಮಾದಿಗಳು ದೇವತೆಗಳು ಅರ್ಥ ಮಾಡಿಕೊಡುತ್ತೆ. ಅಜಸ್ಯ ನಾಭೋಜ್ಞಾಭೇಕರಂ ತಸ್ಮೈ ನಮೋ ಕಂದಪುರಾಣದಲ್ಲಿ ಇವು ವೇದವಾಕ್ಯವನ್ನು ರೆಫರ್ ಮಾಡ್ತಾ ಅಜಸ್ಯ ನಾಹು ಯಾರ ನಾಭಿಯೊಳಗೆ ಬರ್ತವೇನೆ ಅಂತ ಬಂದಿದೆಯಲ್ಲ ಅವ್ರು ವಿಷ್ಣುವೇ ಅಂತ ಕನ್ಫರ್ಮ್ ಮಾಡ್ತಾ ಇದೆ ಕಂದಪುರಾಣ. ಅಜಸ್ಯ ನಾಹು ಅನ್ನ ಪದನೇ ಕನ್ಫರ್ಮ್ ಮಾಡೋದು, ಕಂದಪುರಾಣ ಇನ್ನೂ ಕನ್ಫರ್ಮ್ ಮಾಡ್ತಾ ಇದೆ. ಆದ್ದರಿಂದ ಸಕಲ ದೇವತೆಯ ಹೆಸರನ್ನು ಹೊಂದಿರತಕ್ಕಂಥವನು ವಿಷ್ಣುವೇ ಹೊರತು ಬೇರೆ ಯಾರೋ ಅಲ್ಲ ಅನ್ನೋದು ನಿರ್ಣಾಯಕವಾದ ವಿಚಾರ. ಎಂ ಕರೋ ದಿವಾಯೇನಾಕ್ಷೇ ಬರೋ ದಿವಾ ಪರ ಏನಾ ಮುಟ್ಟಿದೆ ಅಂಬರೀಷ್ ಸೂತ್ರದಲ್ಲೂ ಕೂಡ ಸ್ಪಷ್ಟವಾಗಿ ಮಹಾಲಕ್ಷ್ಮಿಗಿಂತ ಮೇಲೆ ನೋಡಿದ್ರೆ ನಾರಾಯಣ ಅಂತ ಬಂದಿದೆ. ಎಂ ಕಾಮಯೇ ತಂ ತಂ ಗುರಂ ಕೃತೊಮ್ಮೆ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ ಅಂಬರೀಷ್ ಸೂತ್ರದೊಳಗೆ ನಾನು ಇಷ್ಟ ಬಂದವ್ರನ್ನ ಏನು ಮಾಡ್ತೇನೆ? ಬ್ರಹ್ಮನನ್ನು ಮಾಡಿಬಿಡ್ತೇನೆ. ಇಷ್ಟ ಬಂದವರನ್ನು ರುದ್ರನ ಮಾಡಿಬಿಡ್ತೇನೆ. ಏನು ಬೇಕಾದ್ರೆ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿಬಿಟ್ಟು ಅಮ್ಮ ನೀನೇ ಸರ್ವೋತ್ತಮಗಳು ಅಂದರೆ ಇಲ್ಲ ಇಲ್ಲ ನನಗೊಂದು ಸ್ವಾಮಿ ಇದ್ದಾನೆ ಸಮುದ್ರದೊಳಗಿದ್ದಾನೆ ಅಂತ. ಮೊಮ್ಮ ಯೋನಿನಿ ಅಷ್ಟು ಅಂತ ಸಮುದ್ರೆ ನನಗೆ ಕಾರಣಭೂತನಾದ ಪರಮಾತ್ಮ ಸಮುದ್ರದೊಳಗಿದ್ದಾನೆ ಅಂತ ಹೇಳ್ತಾರೆ. ಮೊಮ್ಮ ಯೋನಿ ಅಷ್ಟು ಅಂತ ಸಮುದ್ರೆ ಯೋನಿ ಅಂದರೆ ಕಾರಣ ಸ್ವಾಮಿ ಅಂತ. ನನಗೆ ಕಾರಣನಾದಂಥ ಮಹಾತ್ಮ ಸಮುದ್ರದೊಳಗಿದ್ದಾನೆ ಅಂತ ಮಹಾಲಕ್ಷ್ಮಿ ಹೇಳುತ್ತಿದ್ದಾರಾದ್ದರಿಂದ ಮಹಾಲಕ್ಷ್ಮಿ ಬ್ರಹ್ಮಾದಿಗಳಿಂದ ಮೇಲಿದ್ದಾರೆ ಅಂತಲೂ ಪ್ರೂವಾಯಿತು. ಮಹಾಲಕ್ಷ್ಮಿ ಪತಿ ಇದ್ದಾರೆ ಅಂತಲೂ ಪ್ರೂವಾಯಿತು. ಅವನೇ ಲಕ್ಷ್ಮೀಪತಿ ವಿಷ್ಣು ಅಂತ ಅರ್ಥ ಆಗುತ್ತೆ. ಉಗ್ರೋ ರುದ್ರ ರುದ್ರೇ ಅಂತ ಉಗ್ರಂ ಕೃಣೋಮಿ ಅಂತ. ಉಗ್ರಂ ಅಂದ್ರೆ ಯಾರು? ರುದ್ರ. ಉಗ್ರೋ ರುದ್ರ ಉಗ್ರ ಪತರ್ಜಿ ಶ್ರೀಕಂಠ ಅಮರಕೋಶದೊಳಗೆ ಉಗ್ರ ಅನ್ನೋದು ಯಾರು ಹೆಸರು ಅಂತ ಹೇಳಿದ್ದಾರೆ? ರುದ್ರದೇವರ ಹೆಸರು. ಉಗ್ರಂ ಕರೋಮಿ ಅಂದ್ರೇನು? ರುದ್ರದೇವರನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಅರ್ಥ. ರುದ್ರ ಪದವಿಯನ್ನು ಕೊಡ್ತೇನೆ ಅಂತ. ಸಮುದ್ರಿ ಅಂತ ಅಂದ್ರೆ ಯಾರು? ನಾರಾಯಣ ಅಂತ. ನಾರಾಯಣ ರುದ್ರದೊಳಗೆ ಇರೋದು ಬಹಳ ಇಂಟ್ರೆಸ್ಟಿಂಗ್. ನಾರ ಅಂದ್ರೇನು? ನೀರು. ಆಯಣ ನೀರು ನೋಡಿದರನು ಅಂತ. ನಾರಾಯಣ ನೀರು ನೋಡಿದರನು ಅಂತಾನೆ ಅರ್ಥ. ಅದಕ್ಕೆ ಮಚ್ಚ ರೂಪದಿಂದ ನೀರೊಳಗಿದ್ದಾರೆ. ಕೂರ್ಮನಾಗಿ ನೀರೊಳಗಿದ್ದಾರೆ. ಸಮುದ್ರ ದ್ವಾರಕ್ಕೆ ನೀರೊಳಗೆ ನಿರ್ಮಾಣ ಮಾಡ್ತಾರೆ. ರಾಮನಾಗಿ ಸೇತುವೆ ಕಟ್ತಾರೆ. ಸೊ ನೀರಿನ ಆಟ ಆಡುತ್ತಾನೆ ಭಗವಂತ. ಇನ್ಯಾರು ಕೂಡ ಇಲ್ಲಿ ಇಲ್ಲ. ಅದರಿಂದಾಗಿನೇ ನಾರಾಯಣ ಅಂದರೆ ನೀರಿನೊಳಗಿರೋರು ಅಂತಾನೆ. ಅದಕ್ಕೆ ಅಂತ್ಯಕಾಲಕ್ಕೆ ನಾರಾಯಣ ಜಾತಕ್ಕಂತಾರೆ, ನೀರು ಹಾಕೋ ಜಾತಕ್ಕಂತಾರೆ, ಅದರೊಳಗೆ ದೇವರಿದ್ದಾರೆ ಅಂತಾರೆ. ನೀರಾಯಣ ಅಂದರೆ ನಾರಾಯಣ. ನೀರು ಸಂಸ್ಕೃತ ಶಬ್ದ ಅದು ನೀರ ಅನ್ನೋದು. ನೀರಾಯಣ ನಾರ ನೀರಜ ಅಂತ ಕರಿತೇವಲ್ಲ, ನೀರಜ ನೀರಲ್ಲಿ ಹುಟ್ಟಿತ್ತು. ನೀರ ಅಂದರೆ ಸಂಸ್ಕೃತ ಪದ. ಹೂ ಸೇರಿಸಿದ್ದಕ್ಕೆ ಏನಾಯ್ತದೆ? ಕನ್ನಡ ಅಂತ ತಿಳ್ಕೊಂಡಿದ್ದೇವೆ. ನೀರ ಸಂಸ್ಕೃತ, ನೀರು ಕನ್ನಡ, ಮೀನ ಸಂಸ್ಕೃತ, ಮೀನು ಕನ್ನಡ, ಫೋನ್ ಇಂಗ್ಲೀಷು, ಫೋನು ಕನ್ನಡ, ರೈಲು ರೈಲು ಅಗಲ ಮಾಡಿ ಮಾಡಿ ಏನಾಗುತ್ತೆ? ಹೂ ಸೇರಿತ್ತು ಅಂತ ಕನ್ನಡ ಆಗಿರ್ತದೆ. ಅಕ್ಕಿ ಬೇಸಿಕಲಿ ನೀರ ಅಂತ ನೀರಜ. ಸರ್, ನೀರಾಯಣ ನಾರಾಯಣ. ಸೊ ನೀರಿನೊಳಗಿರೋರು. ಅದಕ್ಕೆ ಸಾಯಂಕಾಲ ನೀರು ಯಾತಕ್ಕೆ ಬೇಕಾಗುತ್ತೆ ಅಂದರೆ ಒಳಗೆ ದೇವರಿದ್ದಾನೆ. ನಮಗೆ ಗೊತ್ತಿರೋದಿಲ್ಲ ಅಂತ ತಿಳಿದಿದೆ. ಒಳಗೆ ದೇವರಿದ್ದಾನೆ. ಅನುಸಂಧಾನ ಇದ್ದಾಗ ನೀರು ಬಾಯಿಲಿಟ್ಟು ಏನಾಗುತ್ತಾಗ ದೇವ್ರ ಪ್ರಾಣ ಮಾಡಿದ್ರೆ ಪ್ರಾಣ ಬಿಡ್ತಾರೆ. ಅರ್ಥ ಆಯ್ತಾ? ಅದು ಬಹಳ ಮುಖ್ಯ. ನೀರು ಬೇಕಾದರೆ ಅದಕ್ಕೆ ದೇವರು ನಮ್ಮನ್ನು ಕಾಪಾಡ್ತಾನೆ, ಬಿಡ್ತಾ ಇದ್ದಾನೆ ಅಂತ ತಿಳಿದಿದೆ. ಮುಂದೆ ಹೇಳ್ತಾರೆ, ಸಚ್ಚ ಅವಿರೋಧಿ ಪ್ರಸಿದ್ಧ ಪರಿಚರ್ಯತೆ. ಹೇಳ ಅರ್ಥಗಳೆಲ್ಲ ಶಾಸ್ತ್ರ ಪ್ರಸಿದ್ಧವಾದ ಅರ್ಥಗಳು. ಯಾವಾಗಲೂ ಪ್ರಸಿದ್ಧ ಅರ್ಥವನ್ನು ಬಿಡಬೇಕಾದ್ರೆ ಪ್ರಬಲವಾದ ವಿರೋಧ ಇರುತ್ತೆ. ಅಂತ ವಿರೋಧ ಇರುವ ಕಾಲಕ್ಕೆ ಪ್ರಸಿದ್ಧ ಅರ್ಥವನ್ನು ಬಿಡಬಾರ್ದು. ಇದು ವಿರೋಧ ಯಾವುದೂ ಇಲ್ಲ. ಅದರಿಂದಾಗಿನೇ ಉಗ್ರ ಅಂದರೆ ರುದ್ರ, ಸಮುದ್ರಿ ಅಂತ ನಾರಾಯಣ. ಹಾಗೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಸನ್ಯಾಯೇನ ಚ ಹೃದಯ ವೇದಮೇವ ವದಂತಿ ಎಂದು ಹೇಳಿದಂತೆ ಎಲ್ಲ ವೇದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಇನ್ನೊಂದು ಆಧಾರ ಕೊಡ್ತಾರೆ, ವೇದೇ ರಾಮಾಯಣೇ ದೈವ ಪುರಾಣೇ ಭಾರತೇದ ಪಾದಾವಂದೇ ಚ ಮಧ್ಯೆ ಚ ಸರ್ವತ್ರ ಗೀಯತೆ ಹರಿವಂಶೇಶು. ಹರಿವಂಶದ ಬಗ್ಗೆ ಹೋಗ್ತಾರೆ, ಹರಿವಂಶದಲ್ಲಿ ಸ್ಪಷ್ಟ ಹೇಳ್ತಾರೆ ನೋಡಿ, ವೇದೇ ವೇದಗಳಲ್ಲಿ, ರಾಮಾಯಣೇ ರಾಮಾಯಣದಲ್ಲಿ, ಪುರಾಣೆ ಪುರಾಣಗಳಲ್ಲಿ, ಭಾರತೆ ಮಹಾಭಾರತದಲ್ಲಿ, ಆರು ಮೊದಲಿಗೆ, ಅಂತೆ ಕೊನೆಗೆ, ಮಧ್ಯೆ ಮಧ್ಯದಲ್ಲಿ, ವಿಷ್ಣು ಸರ್ವತ್ರ ಗೀಯತೆ, ವಿಷ್ಣುವೇ ಸರ್ವೋತ್ತಮ ಹೇಳ್ತಾ ಇದ್ದಾರೆ. ರಾಮಾಯಣ ಮಹಾಭಾರತ ಪುರಾಣ ಯಾವುದು ತಗೊಂಡ್ರು ಕೂಡ, ವೇದ ತಗೊಂಡ್ರು ಕೂಡ, ಎಲ್ಲ ಕಡೆ ಬರೋದು ಯಾರು ಸರ್ವೋತ್ತಮರು ಅಂತ ಹೇಳಿ, ವಿಷ್ಣುವೇ ಸರ್ವೋತ್ತಮ ಎಷ್ಟು ಮುಖ್ಯ ಇದೆ. ಆದ್ದರಿಂದ ಅಥಾಪ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಯಾರಲ್ಲಿ, ವಿಷ್ಣುವೇ ಬ್ರಹ್ಮ ಹೊರತು ಬೇರೆಯವರು ಬ್ರಹ್ಮನಲ್ಲ. ಇದು ಹರಿವಂಶೇಶು ನಚ್ಚೆ ಇತರ ಗ್ರಂಥ ವಿರೋಧ ಅದು ಪ್ರಶ್ನೆ ಬರುತ್ತೆ ಸ್ವಾಮಿ. ಬೇರೆ ಗ್ರಂಥಗಳಲ್ಲಿ ವಿರೋಧ ಬರುತ್ತೆ ಇದಕ್ಕೆ. ಬೇರೆ ಗ್ರಂಥಗಳು ಅಂದ್ರೇನು, ಶಿವಪುರಾಣದಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಧರ್ಮಪುರಾಣದಲ್ಲಿ ಬ್ರಹ್ಮ ಸರ್ವೋತ್ತಮ ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ರೆ ಅದು ವಿರೋಧ ಬರೋದಿಲ್ಲ. ಯಾಕೆ ಏ ಶಮೋಹಂ ಸೃಜಾಮ್ಯಾಶು ಯೋಜನಾ ಮೋಹ ಇಷ್ಯತಿ ವಜ್ರರುದ್ರ ಮಹಾಬಾಹೋ ಶಸ್ತ್ರಾಧಿಕಾರಯ ಪಶುಪತ್ರ ಶಾಸ್ತ್ರದೊಳಗೆ ಪಶುಪತಿ ಸರ್ವೋತ್ತಮ ತಿದ್ದಿರಬಹುದು. ಅದೇ ರೀತಿ ಸ್ಕಂದ ಪುರಾಣಾದಿಗಳಲ್ಲಿ ಸ್ಕಂದ ಸರ್ವೋತ್ತಮ ತಿದ್ದಿರಬಹುದು. ಆದರೆ ಅದೆಲ್ಲ ಯಾರು ಬರೆದಿದ್ದು, ಶಿವಾದಿಗಳು ಬರೆದಿದ್ದು. ಶಿವಾದಿಗಳು ಯಾತಕ್ಕೆ ಬರೆದ್ರು, ಇಷ್ಟು ಅಪ್ಪಣೆ ಮಾಡಿದ ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಧಿಕಾರ ರುದ್ರದೇವರೇ ಮೋಹನ ರಚನೆ ಮಾಡಿದೆ. ಅದರಿಂದ ಜನಗಳೆಲ್ಲ ಏನಾಗಬೇಕು, ದಾರಿ ತಪ್ಪು, ಹಸಿರು ಜನಗಳೆಲ್ಲ ಹಾಳಾಗಬೇಕು. ಪರಮಾತ್ಮ ತಾನೇ ಹೇಳಿ ಏನು ಮಾಡ್ತಿದ್ದಾನೆ, ರುದ್ರಾದಿಗಳ ಕೈಯಿಂದ ಪಾಶುಪದ ಶಾಸ್ತ್ರಗಳನ್ನು ಬರೆದಿದ್ದ. ಆದ್ದರಿಂದ ಅವೆಲ್ಲ ಏನವು, ಇನ್ವ್ಯಾಲಿಡ್ ಅಂತ, ಇನ್ವ್ಯಾಲಿಡ್ ಗ್ರಂಥಗಳಾದ್ದರಿಂದ ಇನ್ವ್ಯಾಲಿಡ್ ಗ್ರಂಥಗಳು ಏನೇನೋ ಬಂದು ಮಾಡ್ತಕ್ಕೇನೆ ನಾವು ಅದನ್ನು ಒಪ್ಪಬೇಕಾದ ಕಾರಣ ಇಲ್ಲ. ಅರ್ಥ ಆಯ್ತಾ? ಈಗ ಇನ್ವ್ಯಾಲಿಡ್ ಪುರಾಣಗಳು ಸರಿ ಇನ್ನೊಂದು ಹೇಳಿ ಏನ ಅದು ಉತ್ತರ ಕೊಡ್ತಾರೆ. ಈಗ ಅದೇ ವೇದವ್ಯಾಸ ಏನಂತ ಹೇಳಿದ್ದಾರೆ, ವೇದ ಪುರಾಣ ಬರೆದ ವೇದವ್ಯಾಸದೇವರು ಏನಂತ ಹೇಳ್ತಾರೆ, ಎಲ್ಲೆಲ್ಲಿ ವಿಷ್ಣು ಸರ್ವತ್ವತ್ವ ಬರುತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ, ಉಳಿದು ಸ್ವೀಕಾರ ಮಾಡಿಬೇಡಿ ಅಂತ ಹೇಳಿದ್ರು. ಯಾವ್ದು ಯಾವುದು ಕೇಳಿಸ್ತಾ ಇಲ್ಲ ಏನ? ಹೌದು ಹೌದು, ವೇದವ್ಯಾಸ ಅಲ್ಲ ಅವ್ರು ಏನು ಹೇಳ್ತಾರೆ, ರುದ್ರದೇವರು ಮಾಡಿದ್ದು ಅಂತ ಇದೆಲ್ಲ ಗೊತ್ತಿದೆ ಜನಗಳಿಗೆ. ಬ್ಯಾಕ್ಗ್ರೌಂಡ್ ವೇದವ್ಯಾಸ ಹೇಳ್ತಾ ಇದೆ, ರುದ್ರದೇವರು ಪಾಶುಪಥವನ್ನು ಬರೆದರಲ್ಲ, ಯಾತಕ್ಕೆ ಬರೆದ್ರು ಅಂದರೆ ವೇದವ್ಯಾಸ ಹೇಳಿದ್ದಕ್ಕೆ ಬರೆದ್ರು ಅಂತ. ಪಾಶುಪತಾಗಮ, ಪಾಶುಪತಾಗಮಾದಿ ಶಾಸ್ತ್ರಗಳನ್ನು ರುದ್ರಾದಿ ದೇವತೆಗಳು ಮಾಡಿದ್ದಾರೆ. ಅದು ಮಾಡಿಸಿದ್ದು ಯಾರು, ವಿಷ್ಣುವೇ. ನೀವು ಮಾಡಿ ಅಂತ ಹೇಳಿ ಗೌರ್ಮೆಂಟ್ ಹೇಳಿ ಮಾಡ್ತಾರೆ, ಹಾಗೂ ಹಾಗೆ ಅರ್ಥ ಆಯ್ತು. ಯಾರೋ ಬಂದುಬಿಡ್ತಾರೆ, ಕೊಲೆ ಆಗುತ್ತೆ. ಗೌರ್ಮೆಂಟ್ ಅವ್ರು ಬಂದು ಕರ್ಕೊಂಬಂದಿ ಅಂತ ಹೇಳ್ಕೊಟ್ರೆ ಬಂದುಬಿಡಿ ಅಂತ ಹೇಳ್ತಾರೆ, ಅವ್ರು ಕೊಲೆ ಆಗಲ್ಲ, ಏನು ಕೊಡ್ತಾರೆ ಅದಕ್ಕೆ, ಅವಾರ್ಡ್ ಕೊಡ್ತಾರೆ. ಹೋಗ್ತಾನೆ ಆತೆ, ಆ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ತೊಗೊಂಡು ಬಂದರೆ ಅದು ಅವಾರ್ಡ್ ಕೊಡ್ತಾರೆ. ತಾನೇ ಬಂದುಬಿಟ್ರೆ ಕೊಲೆ ಆಗುತ್ತೆ. ರುದ್ರದೇವರು ಏನು ಮಾಡಿದ್ದಾರೆ ಈಗ, ಯಾಸ್ ಫಾರ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ವಿಷ್ಣು. ಅರ್ಥ ಆಯ್ತಾ? ಆದ್ದರಿಂದನೇ ವಿಷ್ಣು ಸರ್ವೋತ್ತಮ ಅಂತ ಹೊರತು ರುದ್ರದೇವರು ಸರ್ವೋತ್ತಮರಾಗೋದಿಲ್ಲ. ಪ್ರಕಾಶಂ ಕುರು ಜಾತ್ಮಾನಂ ಅಪ್ರಕಾಶಂತ್ಯ ಮಂತು. ರುದ್ರದೇವರೇ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ನನ್ನ ಬಗ್ಗೆ ಹೇಳಬೇಡಿ, ಜನ ಗೊತ್ತಾಗೋದು ಬೇಡ, ಎಲ್ಲರಿಗೂ ಹೇಳ್ಬಿಟ್ಟು. ಇದು ವರ ಅವಶ್ಯ ವರ ಪ್ರಾಣಿ ಆತನ ಸಿಗುತ್ತೆ ಇವತ್ತು ಕೂಡ ಹಾಗೆ. ದೈವೇಜ ಸ್ಕಾಂದೇ ಕಂದ ಪುರಾಣ ಮಂತರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಯಾರ ಪರ? ಶಿವ ಸರ್ವತ್ತ ಹೇಳುತ್ತೆ ಅಂತ ದೇವರ ವರ ಅಲ್ಲೇ ಬಂದಿದೆ ನೋಡಿ, ಅಲ್ಲ ರಿಪೋರ್ಟ್ ಮಾಡ್ತಾರೆ. ಅದೇನಂತ ಬಂದಿದೆ, ಶಪಜಾತಿ ಕಷ್ಟತ್ವ ಬ್ರಹ್ಮೇಶಾನಾದಯ ಸುರಾಚ್ಯುತ ದೇವ ಸ್ವಂಪರಾಮುಖ ಅಲ್ಲಿ ಬಂದಿದೆ. ಬ್ರಹ್ಮೇಶಾನಾದಯ ಸುರ ಕಂದ ಪುರಾಣದೇ ವಾಕ್ಯ ಇದೆ. ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲ ಯದ ತ್ವ ಪರಾನ್ಮುಖ ನೀನು ಯಾವಾಗ ಅವರು ಅನುಗ್ರಹ ಮಾಡೋದಿಲ್ಲ ಅವ್ರು ಏನಾಗಿ ಬಿಡ್ತಾರಾಗ, ಶಪಚಾದಕ್ಕೆ ಕಷ್ಟತ್ವ ಯಾನ್ ಶಪಚದಿಗಿಂತ ಕೀಳಾಗಿರ್ತಾರೆ. ಯಮರುದ್ರಾದಿ ದೇವತೆಗಳೆಲ್ಲ ಇಷ್ಟು ಅನುಗ್ರಹಕ್ಕೆ ಪಾತ್ರರಾಗದೆ ಹೋಗಿಬಿಟ್ರೆ ಏನಾಗ್ತಾರೆ ಅವರು ಶಪಥದಿಂದ ಕಡಿಮೆ ಆಗ್ಬಿಡ್ತಾರೆ. ಅದು ಎಲ್ಲಿ ಬಂದಿದೆ ಅದು ಗಂಧ ಪುರಾಣದಲ್ಲಿ ಬಂದಿದೆ. ರುದ್ರಾದಿ ದೇವತೆಗಳೆಲ್ಲ ಕಡಿಮೆ ಆಗ್ತಾರೆ ಅಂತ ಹೇಳಿದ ಮೇಲೆ ವಿಷ್ಣು ಅನುಗ್ರಹ ಇಲ್ಲದೆ ಹೋದ್ರೆ ಅವರೆಲ್ಲ ಕಡಿಮೆ ಆಗ್ತಾರೆ ಅಂತ ಹೇಳಿದ ಮೇಲೆ ಯಾರು ಬೇಕಾದರು ಪೃಥ್ವಿ ದೊಡ್ಡವರು ಸಿಂಪಲ್ ಗಂಧ ಪುರಾಣದ ವಾಕ್ಯ. ಇನ್ನೇನು ಬೇಕು ನಿಮಗೆ? ಬ್ರಾಹ್ಮೇಜ ಬ್ರಹ್ಮವೈ ಬರುತ್ತೆ, ಇನ್ನು ಬ್ರಹ್ಮದೇವರ ಬಗ್ಗೆ ಹೇಳುತ್ತೆ ಅಂತ ತಿಳ್ಕೊಂಡಿದ್ದಾರೆ ಬ್ರಹ್ಮವೈವರ್ತ ಪುರಾಣ. ಅದರಲ್ಲಿ ಏನು ಬಂದಿದೆ ನೋಡಿ ಅಂತ ಹೇಳ್ತಾರೆ. ನಾಹಂ ನ ಶಿವೋ ನೇಜ ಸತ್ಯಕ್ಕೆ ಕಾಂಕ್ಷ ಭಾಗಿನ ಭಾರ ಕ್ರೀಡನ ಕೈಲಿ ಯದ್ವತ್ ಕ್ರೀಡತೆ ಅಸ್ಮಾಭಿರಸ್ತು. ಸಹ ರುದ್ರದೇವರು ಹೇಳ್ತಾ ಇದ್ದಾರೆ ಬ್ರಹ್ಮವೇತ ಪುರಾಣ ಬರೀ ಜನ ಏನು ತಿಳ್ಕೊಂಡಿದ್ದಾರೆ ಬ್ರಹ್ಮವೇತ ಪುರಾಣ ಬ್ರಹ್ಮದೇವರು ದೊಡ್ಡವರು ಹೇಳ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ನಾಹಂ ನಾನಾಗಲಿ ನಚ ಶಿವ ಶಿವನಾಗಲಿ ಅನ್ನೇಜ ಉಳಿದ ದೇವತೆಗಳಾಗಲಿ ಸತ್ಯಕ್ಕೆ ಕಾಂಕ್ಷವಾಗಿನ ನಾ ವಿಷ್ಣುವಿನ ಸ್ವಲ್ಪ ಚೂರು ಶಕ್ತಿ ಕೂಡ ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ. ವಿಷ್ಣುವಿನ ಶಕ್ತಿಯ ಒಂದು ಚೂರು ಕೂಡ ನಮ್ಮಲ್ಲಿಲ್ಲ, ವಿಷ್ಣು ಅಷ್ಟು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಅದ್ಮೇಲೆ ಬ್ರಹ್ಮದೇವರು ಸರ್ವೋತ್ತಮರಾಗ ಚಾನ್ಸೆ ಇಲ್ಲ. ಬಾಲ ಕ್ರೀಡನ ಕೈ ಎಂತ ಕ್ರೀಡತೆ ಸ್ವಾಮಿ ಅಚ್ಚುತ ವಿಷ್ಣು ಎಂಥವನು ಅಂದರೆ ಚಿಕ್ಕ ಹೊಕ್ಕಳು ಚಿಕ್ಕ ಹುಡುಗ ಆಟ ಸಾಮಾನು ಇಟ್ಕೊಂಡು ಆಡ್ತಿರ್ತಾನಲ್ಲ ದೇವರು ನಮ್ಮ ಜೊತೆ ಆಡ್ತಾ ಇದ್ದಾರೆ. ಆಟಿ ಸಾಮಾನು ದೊಡ್ಡ ಆಟ ಹುಡುಗ ಹುಡುಗ ದೊಡ್ಡವ ಹುಡುಗ ಹೇಗೆ ದೊಡ್ಡವರು ವಿಷ್ಣು ದೊಡ್ಡವನೇ ಅಂತ ನಾವೆಲ್ಲ ಆಟಿಗೆ ಸಾಮಾನು ಇದ್ದಾರೆ. ನಾವೆಲ್ಲ ಟಾಯ್ಸ್ ಅಷ್ಟೇ ಬಿಫೋರ್ ಕಾರ್ಡ್ ಅವೆಲ್ಲ ಎಂಥವರು ಟಾಯ್ಸ್ ಇದ್ದಾರೆ ಏನು ಕೆಲಸ ಬರಲ್ಲ. ಆದ್ದರಿಂದ ನಚ ವೈಷ್ಣವೇ ಇರತಕ್ಕಂಥ ಸರ್ವಂತ ಅಂತ ಹೇಳ್ತಕ್ಕಂಥ ಪುರಾಣಗಳಲ್ಲಿ ಇಂಥ ಮಾತುಗಳು ಬಂದಿಲ್ಲ. ಎಲ್ಲರೂ ಬಂದಿದ್ರೆ ತಚ್ಚ ಏಷ ಮೋಹಂ ಇತ್ತು ಮೋಹ ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ವಿಷ್ಣು ಸರ್ವೋತ್ತಮತ್ವಕ್ಕೆ ವೇದಗಳಲ್ಲೂ ಸಮರ್ಥನೆ ಇದೆ, ಇತಿಹಾಸಗಳ ಸಮರ್ಥನೆ ಇದೆ, ಪುರಾಣಗಳ ಸಮರ್ಥನೆ ಇದೆ. ಅದೇ ರೀತಿ ವಿಷ್ಣು ಭಿನ್ನರಾದವರು ಸರ್ವೋತ್ತಮರು ಅಂತ ಹೇಳೋದಕ್ಕಿಂತ ಹೊರಟ್ರೆ ಎಲ್ಲೂ ಆಧಾರ ಇಲ್ಲ. ಆದ್ದರಿಂದ ಇವು ವಿಷ್ಣುವೇ ಸರ್ವೋತ್ತಮರಾದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕಾದ್ರೆ ಬ್ರಹ್ಮಶಕ್ತಿಗೆ ಏನಂತ ಅರ್ಥ ಮಾಡ್ಕೋಬೇಕು, ವಿಷ್ಣು ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಬ್ರಹ್ಮಾದಿ ದೇವತೆಗಳಂತೂ ಮಾಡ್ಕೋಬಾರ್ದು. ಇದು ಸಿದ್ಧಾಂತ ಗೊತ್ತಾಯ್ತಾ? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರು ಒಂದೇ, ಅಥಾತೋ ವಿಷ್ಣು ಜಿಜ್ಞಾಸ ಅಂದರು ಒಂದೇ. ಇದು ಪ್ರಶ್ನೆ ಮುಂದೆ ಮುಂದೆ ಆಗಲ್ಲ, ಅದು ಮುಂದೆ ಬರುತ್ತದಲ್ಲ. ಫಸ್ಟ್ ಏನು ಮಾಡಿದ್ದೀಗ ಅಥಾತೋ ಬ್ರಹ್ಮ ಜಿಜ್ಞಾಸ ಮೊದಲ ಪುಸ್ತಕ ಅರ್ಥ ಹೇಳಬೇಕು. ಓಂ ಕೇಳಿದರು, ಅಥಾ ಕೇಳಿದರು, ಅಥ ಕೇಳಿದರು, ಬ್ರಹ್ಮ ಜಿಜ್ಞಾಸ ಕೇಳಿದರು, ಬ್ರಹ್ಮ ಹೇಳಿದರು, ಕರ್ತವ್ಯ ಅಂತ ಸೇರಿಸ್ಕೊಬೇಕು ಅಂತ ಹೇಳಿ. ಇದಿಷ್ಟು ಕ್ಲಿಯರ್ ಆಯಿತು. ಇದಿಷ್ಟು ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮ ಮೊದಲೇ ಸೂತ್ರಕ್ಕೆ ದೊಡ್ಡ ಭಾಷ್ಯ ಆಯಿತು. ಒಂದು ಲೈನ್ ಅದಿದ್ದು ಎಷ್ಟದು ಜಸ್ಟ್ ಒಂದು ಶಾರ್ಟ್ ಲೈನ್. ಅದು ಎಷ್ಟು ಎಷ್ಟಾಯ್ತು ಈಗಾಗಲೇ ಇದರಲ್ಲಿ ಎಷ್ಟು ಪುಟ ಆಯಿತು ನೋಡಿ ಹತ್ತಾರು ಪುಟಗಳು. ಓಹೋ ಲೆಕ್ಕ ಆಯ್ತು ಹತ್ತಾರು ಪುಟಗಳಲ್ಲಿ ಸುಮಾರು 10 ಪುಟ ಆಯಿತು. ಹತ್ತಾರು ಪುಟಗಳು ಶಿಕಾರ ಐದು ಪುಟದಲ್ಲಿ 25 ಪುಟ ಆಗುತ್ತೆ. ಸುಧಾದಲ್ಲಿ 600 ಪುಟ ಆಗುತ್ತೆ. ಅದು ಯಾವುದು ಆ ಸೈಜಲ್ಲಿ ಸರ್ ಈ ಸೈಜ್ ತಂದುಬಿಟ್ರೆ 1000 ಪೇಜಸ್ ಆಗಿ ಅದ್ರ ಮೇಲೆ ಬಂದರೆ ಲಿಟ್ರೇಚರ್ ಎಷ್ಟೇ ಇರೋದು ಎಲ್ಲ ಸೇರಿ 5000 ಪೇಜಸ್ ಇದೆ. ಒಂದು ಸೂತ್ರದ ಮೇಲೆ ಎಷ್ಟು ಲಿಟ್ರೇಚರ್ ಬಂತೀಗ ಒಂದು ಲೈನ್ಗೆ 5000 ಪೇಜಸ್ ಎಷ್ಟಿವೆ ಅದು. ಅದು ಯಾರ್ಯಾರು ಬರ್ತಾರೆ ಮತ್ತೆ ವಾದ್ಯರಾಜರು ರಾಯರು ಅದು ಯಾದವಾರ್ಯರು ಶ್ರೀನಿವಾಸ ತೀರ್ಥರು ರಘುತ್ತಮ ಸ್ವಾಮಿ ಇಂಥ ದೊಡ್ಡವರೆಲ್ಲ ಬರೆದ ಅರ್ಥಗಳು ದೊಡ್ಡದಾಗಿರ್ತದೆ. ಆಗ ನಮಗೆ ಸೂತ್ರ ಅಷ್ಟು ಸೂತ್ರ ಅನ್ನೋದು ಎಷ್ಟು ಚಿಕ್ಕದಿರ್ತದೆ ಅರ್ಥ ಎಷ್ಟು ದೊಡ್ಡದಿರ್ತದೆ. ಅದೇ ಅಪೌರಿಸಮ್ ಅಂತ ಅದಕ್ಕೆ ಅಪೌರಿಸಮ್ ಅಂದ್ರೇನು ಸೂತ್ರಗಳು ಆ ಶಾರ್ಟೆಸ್ಟ್ ಫಾರಂನಲ್ಲಿ ಮ್ಯಾಕ್ಸಿಮಮ್ ಮೀನಿಂಗ್ ಪ್ಯಾಕ್ ಮಾಡಿದ್ವಿ ಅದು ಸಾರತೆ. ಇದು ಜ್ಞಾನಾಧಿಕರಣಂ ಇಡೀ ಸುಧಾದಲ್ಲಿ ಇಡೀ ಸುಧಾ ಓದೋದು ಒಂದೇ ಜಿಜ್ಞಾಸಾಧಿಕರಣ ಆಯಿತು ಅಂದರೆ ಎಲ್ಲ ಮಗಳ ಲೆಕ್ಕ ಅನ್ಕೊಂಡು ಯಾಕಂದ್ರೆ ಮ್ಯಾಕ್ಸಿಮಮ್ ಸೇರ್ ಲಯೇಟ್ ಸೇರ್ ಅದರಲ್ಲೇ ಇರೋದ್ರಿಂದ ಇವರ ಮಗಳಾಗಿರ್ತಾರೆ. ಆ್ಯಕ್ಚುಲಿ ಆಗಿರೋ ಸ್ವಲ್ಪ ಅಷ್ಟರ ಬಗ್ಗೆ ಡಿಫಿಕಲ್ಟ್ ಅಂತ ಜಿಜ್ಞಾಸಾಧಿಕರಣ ನೋಡೋದಕ್ಕೆ ಸುಲಭ ಕಾಣುತ್ತೋ ಎಲ್ಲದನ್ನು ದೀಪ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಇದ್ಯಾಕೆ ಆಗಬೇಕು ಅಂದರೆ ಡಿಸ್ಕಸ್ ಮಾಡಿ ಮಾಡಿ ಹೊರಡ್ತಾ ಇದೆ. ಬ್ರಹ್ಮಣೋ ಲಕ್ಷಣ ಮಹಾ ಈಗ ಹಠಾತ್ತು ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಇದೋರು ಮುಟ್ಟಾಗೋದಿಲ್ಲ ಅಂತ ಹೇಳಿ. ಆ ಬ್ರಹ್ಮ ಯಾರು ಅಂದರೆ ಹೀಗಿದ್ದಾನೆ ಅಂತ ಓಂ ಜನ್ಮಾಚಿಷ್ಟೆಗೆಲ್ಲ ಯಾವುದೇ ಸೂತ್ರವನ್ನು ಓದಿ ಬ್ರಹ್ಮಸೂತ್ರ ಓದಬೇಕಾದ್ರೆ ಮೊದಲಿಗೊಂದು ಓಂಕಾರ ಕೊನೆಗೊಂದು ಓಂಕಾರ ಹಾಕಿ ಓಂ ಜನ್ಮಾಚಿಷ್ಟೆಯ ಸಹ ಓಂ ಓಂ ಶಾಸ್ತ್ರೀಯ ನಿಸ್ವಾಪ್ ಓಂ ಪ್ರತಿಯೊಂದು ಮೊದಲೊಂದು ಓಂಕಾರ ಕೊನೆಗೊಂದು ಓಂಕಾರ ಇದು ಶಾಸ್ತ್ರದ ಪದ್ಧತಿ. ಮೊದಲನೇ ಸೂತ್ರಕ್ಕೆ ಮಾತ್ರ ಎರಡು ಬೇಕು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಇದು ವಿಶೇಷ ಒಟ್ಟು ಮೂರಾಗ್ತದೆ ಒಂದೇ ಸೂತ್ರಗಳು ಎರಡೇ ಬ್ರಹ್ಮ ಯಾರು ರಕ್ಷಣ ಅಂದರೆ ಡೆಫಿನೇಷನ್ ಅಂತ ಡೆಫಿನೇಷನ್ ಆಫ್ ಗಾಡ್ ಎನ್ನು ಜನ್ಮಾದಿಷ್ಟೇ ಯಥ ಜನ್ಮಾದಿ ಅಷ್ಟೇ ಯಥ ಅಷ್ಟೇ ಅಂದರೆ ಈ ಜಗತ್ತಿನ ಜನ್ಮಾದಿ ಅಂದರೆ ಜನ್ಮ ಅಂದ್ರೆ ಹುಟ್ಟು, ಹುಟ್ಟು ಸಾವು ಸ್ಥಿತಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೊದಲಾದೆಲ್ಲವೂ ಕೂಡ ಯಾರಿಂದ ಆಗ್ತಾ ಇದೆ ಅವನೇ ವಿಷ್ಣು, ಅವನೇ ಬ್ರಹ್ಮ. ಅದೇ ಹಿರಿಯ ಸಲಹೆ ಏನಂತಾಗುತ್ತೆ, ಇಡೀ ಜಗತ್ತಿಗೆ ಸರಿ ನೆಂಟರು ಇಡೀ ಜಗತ್ತಿಗೆ ಸೃಷ್ಟಿ ಮೊದಲಾದ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಯಾವ ಒಬ್ಬನು ಮಾಡ್ತಾರೋ ಅವನು ವಿಷ್ಣು. ಅರ್ಥ ಆಯ್ತಾ? ದೀಪ್ ಬಿಟ್ಟು ಎಲ್ಲ ಕಾಲಕ್ಕಲ್ಲ, ಫ್ರಮ್ ಡಿಸ್ಟೇಜ್ ಟು ಡಿಸ್ಟೇಜ್ ಅಷ್ಟೇ, ಫ್ರಮ್ ಟು ಫ್ರಮ್ ಟು ದೇವಿಗೊಂದು ಫ್ರಮ್ ಟು ಎರಡೂ ಇಲ್ಲ. ಅನಾದಿಕಾಲದ ಇರ್ತಾನೆ ಫ್ರಮ್ ಇಲ್ಲ, ಅನಂತ ಕಾಲದಲ್ಲಿರ್ತಾನೆ ಟೂ ಇಲ್ಲ. ಯಾವಾಗಲಿರೋ ಏಕೋ ನಾರಾಯಣ ಆಗಿ ಅರ್ಥ ಮಾಡ್ಕೊಂಡ್ರೆ ಕಂಡು ಕಂಡು ಬಾಬಾಗಳು ಭಗವಾನ್ ಅಂತ ಕೊಟ್ಟುಬಿಟ್ಟಿರ್ತಾರೆ. ಈ ಭಗವಾನಾಗಿ ಸಾಧ್ಯ ಉಂಟವರು ಇಡೀ ಜಗತ್ತಿಗೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲವನ್ನು ಒಬ್ಬನೇ ಮಾಡೋದು. ಮತ್ತೆ ಅದು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಈ ಕಲ್ಪ ಜನಕ್ಕೆ ಮಾತ್ರ, ಮುಂದೆ ವಾಯುದೇವರು ಬರ್ತಾರೆ ಇವ್ರ ಕೆಲಸ ಮುಗಿತು, ಆಮೇಲೆ ಇನ್ನೊಬ್ರು ಬರ್ತಾರೆ ಅವ್ರ ಕೆಲಸ ಮುಗಿತು. ದೇವ್ರು ಹಾಗಲ್ಲ, ಎಲ್ಲ ಕಾಲಕ್ಕೆ ಏನು ಮಾಡ್ತಾನೆ, ಎಲ್ಲರನ್ನು ಒಬ್ಬನೇ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅದರಿಂದ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಚಿತ್ರಮಾತ್ಮಕತೆ ಅಂತ ಅರ್ಥ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ದೇವರಿಗೆ ಉಳಿದ್ರೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಗ. ಆದಿ ಶಬ್ದದಿಂದ ಜನ್ಮಾದಿ ಜನ್ಮ ಮೊದಲಾದವುಗಳನ್ನು, ಇದಕ್ಕೆ ಶಂಕರ ಭಾಷ್ಯ ರಾಮಾನುಜ ಭಾಷ್ಯ ಏನು ಮಾಡಿಬಿಟ್ರು ಅಂದರೆ, ಜನ್ಮ ಮೊದಲಾದವುಗಳು ಅಂದರೆ ಜನ್ಮ ಸ್ಥಿತಿ ಲಯ ಮೂರು ತಗೋಬೇಕು ಅಂತ ಹೇಳ, ಹುಟ್ಟು ಸ್ಥಿತಿ ಮತ್ತು ಸಾವು ಮೂರು ತಗೋಬೇಕು ಅಂತ ಅರ್ಥ ಬರೀತಾರೆ ಆಚಾರ್ಯ ಹೇಳ್ತಾರೆ. ಮೂರು ತಗೋಬಾರ್ದು, ಎಂಟು ತಗೋಬೇಕು ಅಂತ ಹೇಳ್ತಾರೆ. ಎಂಟು ತಗೊಳ್ಬೇಕು ಯಾತಕ್ಕೆ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾಹ ಯತಃ ಎಷ್ಟು ದೊಡ್ಡದಿದೆ. ಅವ್ರು ಏನು ಬಿಟ್ಬಿಟ್ರು, ಮುಖ್ಯವಾಗಿ ಮೋಕ್ಷನೇ ಬಿಟ್ಬಿಟ್ರು ಕೊನೆಗೆ. ಸೃಷ್ಟಿ ಸ್ಥಿತಿ ಲಯ ಮಾಡೋದು ಬಿಟ್ಟು ಮೋಕ್ಷ ಕೊಡೋದು ಯಾರಾಗಿದೆ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅದು ಎಷ್ಟು ತಪ್ಪರಿದ್ದಾರೆ ಗೊತ್ತಾಗುತ್ತೆ. ಆಚಾರ ಅವತಾರ ಮಾಡದೆ ಹೋಗಿದ್ರೆ ನಮ್ಗೆ ಎಷ್ಟೆಷ್ಟು ತಪ್ಪು ಅರ್ಥ ಆಗ್ತಿತ್ತು ಆಗಿದ್ರೆ ಅರ್ಥ ಆಯ್ತಾ? ಈಗ ಆಗ ನಮಗೆ ಆಚಾರ ಗ್ರಂಥ ಇದೆ, ನಮಗೆ ಈಗ ಸರಿ ಅವಾಗ ಗ್ರಂಥ ಇದ್ದಿಲ್ಲ, ಆಚಾರ ಆಹಾರ ಮಾಡ್ತಿದ್ರು. ಗ್ರಂಥ ಇದೆ ಓದೋದಿಲ್ಲ, ಹೀಗಾಗಿಬಿಟ್ಟಿದೆ. ಗ್ರಂಥ ಇದ್ದು ಓದಿದರೆ ಅದು ಬರೀತಾರೆ. ಆಚಾರ ಭಾಷ್ಯ ಓದಿದ ಮೇಲೆ ಬೇರೆ ಭಾಷೆ ಓದಿದವರಿಗೆ ಎಷ್ಟು ಖುಷಿಯಾಯಿತು ಅಂದರೆ, ಬಾಯಾರಿಕೆಯಾದವನು ಉಪ್ಪು ನೀರು ಕುಡಿದಿದ್ದು ಆಮೇಲೆ ಅಮೃತ ಕುಡಿದ್ರೆ ಎಷ್ಟು ಖುಷಿಯಾಯಿತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ರುಚಿಯಲ್ಲಿ ಪದಾರ್ಥ ತಿಂದವನಿಗೆ ಅಮೃತ ಸಿಕ್ಕಿದ್ರೆ ಖುಷಿಯಾಗುತ್ತೆ ಅಂತ ಒಂದು ಆನಂದವಾಯಿತು. ನಮ್ಗೆ ಯಾಕೆ ಆಗೋದಿಲ್ಲ ಅಂದ್ರೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂದರೆ ಆನಂದ ಆಗುತ್ತೆ. ಅದು ಗೊತ್ತಿದ್ರೆ ಅರ್ಥ ಆಗುತ್ತೆ. ಮೊದಲು ಹಸಿಯಾಗಿರಬೇಕು, ಬಾಯಾರಿಕೆಯಾಗಿರಬೇಕು, ಕಂಪೇರ್ ಮಾಡಕ್ಕೆ ಬರುತ್ತಾರೆ. ಅದಕ್ಕೆ ಕಂಪ್ಯಾಂಡ್ ಸ್ಟಡಿ ಬೇಕು. ಕಂಪ್ಯಾಂಡ್ ಸ್ಟಡಿ ಮಾಡಿದಷ್ಟು ಕೂಡ ಆಚಾರ ಶಾಸ್ತ್ರ ಎಷ್ಟು ದೊಡ್ಡದು ಗೊತ್ತಾಗ. ಆ ದೊಡ್ಡದಕ್ಕೆ ಟೀಕಾರ ಏನು ಮಾಡ್ತಾರೆ, ಕಂಪೇರ್ ಮಾಡ್ತಾ ಹೋಗ್ತಾರೆ. ಅದು ಎಲ್ಲ ಮಾಡಿದ್ದಾರು ವ್ಯಾಸರಾಜ್ ತಾತ್ಪರ್ಯ ಚಂದ್ರಿಕ ಆದರೆ ಎಲ್ಲದರ ಕಂಪೇರ್ ಮಾಡ್ತಾರೆ. ಅವಾಗ ಕ್ಲಿಯರ್ ಆಗುತ್ತಾರೆ, ಓಹೋ ಎಷ್ಟು ತಪ್ಪಾಗಿತ್ತು ಬೇರೆಯವ್ರ ಭಾಷೆಗಳು, ಆಚಾರಕ್ಕೆ ಉಪಯೋಗ ಆಗಿರುತ್ತೆ ಅಂತ. ಉತ್ಪತ್ತಿ ಸ್ಥಿತಿ ಸಂಹಾರ ತಕ್ಷ ಕೊಟೇಶನ್, ಉತ್ಪತ್ತಿ ಸ್ಥಿತಿ ಸಂಹಾರ ಜ್ಞಾನ ಮಾಡುವುದಕ್ಕೆ ಪುರುಷಾತ್ಮಾತ್ಮ ಹರಿರೇ ಕದಾಡ್. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮತ್ತು ಮೋಕ್ಷ ಎಂಟೂ ಕೂಡ ಯಾರಿಂದ ಆಗ್ತಾ ಇದೆಯೋ ಅವನೇ ಹರಿ, ಅವನು ಸರ್ವೋತ್ತಮ. ಏ ಕರಾಟ್ ವಿಶ್ವದ ಸಮ್ರಾಟ್ ಅಂತ ಕರೆದಿದ್ದ ಇಸ್ ಕಾಂದೆ ಅವ್ರ ಕಂದಪುರಾಣಿ ಅಂತ ತಿಳ್ಕೊಂಡಿದ್ರು. ಅವರು ಸುಸರ್ವತ್ವ ಅಂತ ಹೇಳುತ್ತೆ ಅಂತ ಅದೇನು ಹೇಳ್ತಾ ಇದೆ, ಸುಸರ್ವತ್ವ ಅಂತ ಹೇಳ್ತಾ ಇದೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಜಾತಾನಿ ಜೀವಂತಿ ಯಂತ್ರಯಂತಿ ಸಂವಿಚಂತಿ ಜಿಜ್ಞಾಸತ್ವ ತತ್ವ. ಉಪನಿಷತ್ತಿನಲ್ಲಿ ಭೃಗುರವಿ ವಾರುಣಿ ಪಿತರಂ ವರುಣ ಉಪಸಾರ, ಭೃಗುಮುನಿಗಳು ತಂದೆ ವರುಣನತ್ರ ಹೋಗಿರುತ್ತೆ ಹೇಳ್ತಾರೆ ನನಗೆ ಬ್ರಹ್ಮನ ಬಗ್ಗೆ ತಿಳ್ಕೊಡಿ ವಿಷ್ಣು ಹೇಳ್ಕೊಡಿ ಅಂತ ಹೇಳ್ತಾ ಹೇಳ್ತಾರೆ ಅವರು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾರಿಂದ ಎಲ್ಲ ಜೀವಿಗಳು ಹುಟ್ಟುತ್ತಾ ಇದೆಯೋ, ಏನ ಜಾತಾನಿ ಜೀವಂತಿ ಯಾರಿಂದ ಹುಟ್ಟಿದ ಎಲ್ಲ ಪ್ರಾಣಿಗಳು ಬದುಕಿವೆಯೋ, ಯತ್ರಯಂತಿ ಯಾರಿಂದ ನಾಶ ಹೊಂದುತ್ತವೆಯೋ, ಅಭಿಸಂವಿಜಂತಿ ಯಾರೊಳಗೆ ಪ್ರವೇಶ ಮಾಡಿ ಮೋಕ್ಷ ಹೊಂದುತ್ತವೆಯೋ ಅವನೇ ವಿಷ್ಣು. ತದ್ ವಿಜಿಜ್ಞಾಸತ್ವ ತದ್ ಬ್ರಹ್ಮ, ಅವನು ತಿಳ್ಕೋ ಅವನೇ ವಿಷ್ಣು. ಯವೃತ್ರಿಧಾತು ಶ್ರೀಮುತ್ಯಾಕೋದಾಧಾರ ಸದಾನಿ ವಿಶ್ವಾಕಿತ್ಯನಾಮಿ ಚಕ್ರಂ ನವೃತ್ತಂ ವಿಧೀರಿವಾಮಿ ಮತೀರಿವತ್. ಮತ್ತೆ ಹೇಳ್ತಾರೆ ಯವೃತ್ರಿಧಾತು ಶ್ರೀಮೃತ್ಯಾಂ ಏಕೋದಾಧಾರ ಭುವನಾನಿ ವಿಶ್ವ. ಯಾವ ಒಬ್ಬರು ಇಡೀ ಭೂಮಿಯನ್ನ ದ್ಯುಲೋಕವನ್ನ ಎಲ್ಲ ಭುವನಗಳನ್ನು ಧರಿಸಿದ್ದಾನಲ್ಲ ಅವನು ಸರ್ವೋತ್ತಮ. ಎಷ್ಟು ಕಡೆ ಬರ್ತಾ ಇದೆ ವಿಷ್ಣು ಒಬ್ಬನೇ ಸರ್ವಲಿಂಗ ಸ್ವಾಮಿ ಎಂದು ಬರ್ತಾ ಇದೆ ಅವನು ವಿಷ್ಣು. ಪರೋ ಮಾತ್ರಯ ಸರ್ವಾಭೂತಾನ ಅತೇ ಮಹಿತ್ವಂ ಅನ್ವಹಿಸುವಂತಿ ಅತೇ ವಿಷ್ಣೋ ಜಾಯಮಾನೋ ನ ಜಾತೋ ಸಹಜವಾದ ದೇಹದಿಂದ ನೀನು ಅಷ್ಟು ದೊಡ್ಡವನಾಗಿ ನತೇ ಮಹಿತ್ವ ಅನ್ವಹಿಸುವಂತಿ ಇವರು ಯಾರೂ ಕೂಡ ಅದು ಬ್ರಹ್ಮರುದ್ರಾದಿಗಳೆಲ್ಲ ತೇ ಮಹಿತ್ವ ನಿನ್ನ ಮಹಿಮೆಯನ್ನ ನಾನ್ವಹಿಸುವಂತು ನಿನ್ನ ಗ್ರೇಟ್ನೆಸ್ ಅನ್ನೋದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ನತೇ ವಿಷ್ಣು ಜಾಯಮಾನೋ ಜಾತ ಜಾಯಮಾನ ಈಗ ಹುಟ್ಟಿರೋದು ಜಾತ ಹಿಂದೆ ಹುಟ್ಟಿರೋದು ಅವನು ಯಾರೂ ಕೂಡ ದೇವ ಮಹಿಮನ ಪರವಂತ ಮಾಪ ನಿನ್ನ ಮಹಿಮೆಯ ಪಣಿಯನ್ನು ತಿಳಿದಕ್ಕೆ ಸಮರ್ಥನಾಗಿದ್ದ. ಹಿಂದೆ ಹುಟ್ಟಿದ ಯಾರೇ ಆಗಲಿ ಹಿಂದಿನ ಯಾರೇ ಆಗಲಿ ಮುಂದೆ ಬರೋ ಯಾರೇ ಆಗಲಿ ವಿಷ್ಣುವಿನ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗಿದ್ದ. ಅಂದಮೇಲೆ ವಿಷ್ಣು ಎಂಥವ್ರು ಅನಂತ ನೈವೋದಾಮರು ಗಳಂತೋ ಅಂತ ಮೆಗುಣಾನ ಬಜಾದೆ ವಿಷ್ಣುವಿನ ಹಿರಿಮೆಯನ್ನು ಎಷ್ಟು ಅರ್ಥ ಮಾಡ್ಕೊಳ್ಳೋದು ಕೂಡ ಅದು ಹೇಗಿರುತ್ತೆ ಮಹಾಲಕ್ಷ್ಮಿಗೂ ಅರ್ಥ ಆಗೋದು. ಮೇದಿನಿ ಪರಮಾಣುವಂಬು ಗಣಗಳನ್ನು ಐದಬಹುದು ಪರಿಗಣನೆಯನು ಮಾಧವ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಭಾಗವತಕ್ಕೆ. ಆ ಬ್ರಹ್ಮರುದ್ರಾದಿಗಳೆಲ್ಲ ಒಟ್ಟಾಗಿ ಸೇರಿದರೂ ಕೂಡ ಮಹಾಲಕ್ಷ್ಮಿಗಳು ಸೇರಿಸಿಕೊಂಡ್ರು ಕೂಡ ಅನಾದ್ಯನಂತ ಕಾಲ ಲೆಕ್ಕ ಹಾಕಿದರೂ ಕೂಡ ಪರಮಾತ್ಮನ ಅನಂತ ಗುಣಗಳಲ್ಲಿ ಕೆಲವರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲ ಒಂದು ಗುಣವನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕಾಗೋದು. ಅದು ಎಷ್ಟು ದೊಡ್ಡದಿರ್ಬೋದು ದೇವರು ಆ ದೊಡ್ಡವ್ರ ಜೊತೆ ಯಾರ ಈಕ್ವಲ್ ಆಗಿರ್ತಾರಾ ಸಾಧ್ಯವೇ ಇಲ್ಲ. ಇದು ಒತ್ತಿ ತಿಳ್ಕೊಂಡ್ರೆ ಅದರ ಅರ್ಥ ಇದು ಜನ್ಮಾಧಿಕರಣ ಇದು ಜನ್ಮಾಧಿಕರಣ ಅದು ಜಿಜ್ಞಾಸಾಧಿಕರಣ ಜನ್ಮಾಧಿಕರಣ. ಮುಂದೆ ಅನುಮಾನವು ಅನ್ನೇನ ಕಲ್ಪನೀಯ ಇವತ್ತು ಪ್ರತ್ಯೇಕ ಬಂತು ನೋಡಿ ಅವೆಲ್ಲ ಇರಲಿ ಬ್ರಹ್ಮ ಜಿಜ್ಞಾಸೆ ಜನ್ಮಾದ್ಯ ಚೇತ ಎಲ್ಲ ಇರಲಿ ಇವೆಲ್ಲ ಯಾರೆಲ್ಲ ಚಿಂತಕ್ಕೆ ಬರುತ್ತಾರೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟುಬಿಟ್ರೆ ಯುಕ್ತಿಯಿಂದ ರುದ್ರಾದಿ ದೇವತೆಗಳನ್ನು ನಾವು ಯಾಕೆ ತರಬಾರದು ಅಂತ ಕೇಳಿದ್ರೆ ಹೇಳ್ತಾರೆ ಹಾಗೆಲ್ಲ ತರಬಾರದು. ಅನುಮಾನವು ಅನ್ನೇನ ಕಲ್ಪನೀಯ ಕೇವಲ ಮಿಯರ್ ಲಾಜಿಕ್ಕಿನಿಂದ ಇನ್ನೊಬ್ಬರು ಕಲ್ಪನೆ ಮಾಡಕ್ಕೆ ಹೋಗ್ಬಾರ್ದು ಬಹಳ ಇಂಪಾರ್ಟೆಂಟ್. ಯಾವಾಗ ಕೂಡ ಲಾಜಿಕ್ ಅಂಬದು ಎಂತದ್ದು ಸೆಕೆಂಡರಿ ಪ್ರೂಫ್ ಎಂಬುದು ಪ್ರೈಮರಿ ಪ್ರೂಫ್ ಅಲ್ಲ. ಆಚಾರ್ಯರು ತೋರಿಸ್ಕೊಟ್ಟಕ್ಕೆ ಏನಂತ ಹೆಸರು ಬಂತವರಿಗೆ ಅನುಮಾನ ತೀರ್ಥರು ಅಂತ ಪ್ರಶಸ್ತಿ ಬಂತು ಗೊತ್ತಾಯ್ತಾ. ಯುಕ್ತಿ ಎಂಬುದು ಅದು ಆಕ್ಸಿಲರಿ ಪ್ರೂಫ್ ಎಂಬತ್ತು ಇಂಡಿಪೆಂಡೆಂಟ್ ಪ್ರೂಫ್ ಅಲ್ಲ ಅರ್ಥ ಆಗುತ್ತವ್ರು ಏನು ಮಾಡಿದ್ರು ನ್ಯಾಯಕರೆಲ್ಲ ಕೂಡ ಅಲ್ಟಿಮೇಟ್ ಅಂತ ತಿಳ್ಕೊಂಡಿರ್ತಾರೆ. ಯುಕ್ತಿ ಎಂದು ಅಲ್ಟಿಮೇಟ್ ಅಲ್ಲ ಅದು ಯಾವಾಗ ಹೇಗಿರಬೇಕು ಅಂದ್ರೆ ಸಬಾರ್ಡಿನೇಟ್ ಆಗಿರಬೇಕು ಹೊರತು ಮೇನ್ ಆಗಬಾರ್ದು ಅದನ್ನು ಹೇಳ್ತಾರೆ. ಓಂ ಶಾಸ್ತ್ರಯೋಗಿ ಸ್ವಾಹು ಬ್ರಹ್ಮಾದಿ ದೇವತೆಗಳ ಬಗ್ಗೆ ಪರಮಾತ್ಮ ಜಗತ್ತಿನ ಸೃಷ್ಟಿ ಅದಕ್ಕೆ ಕಾರಣತ್ವವನ್ನು ಯಾರು ಮಾಡ್ತಾರೆ ಯಾರು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಅಥಾರಿಟಿ ಯಾವುದು ಶಾಸ್ತ್ರನೇ ಹೊರತು ಯುಕ್ತಿಗಳಲ್ಲ ಅರ್ಥ ಆಯ್ತಾ. ಈಗ ಶಾಸ್ತ್ರಯೋಗಿ ಸ್ವಾಹು ಮತ್ತು ಯಾರೋ ಒಬ್ಬರು ಬಂದಿದ್ದಾರೆ ಅದು ಹೆಲ್ತಿಯಾಗಿದ್ದಾರೆ ಇಲ್ಲೋ ಮತ್ತು ಅದಕ್ಕೆ ಅಲ್ಟಿಮೇಟ್ ಪ್ರೂಫ್ ಯಾರಿಂದ ಬರಬೇಕು ಮೆಡಿಕಲ್ ಸರ್ಟಿಫಿಕೇಟ್ ಬೇಕೆ ಹೊರತು ನಾವು ಗೆಸ್ ಮಾಡಿದ ಉದ್ಯೋಗ ಇಲ್ಲ. ಎಷ್ಟೋ ಸತಿ ಹೆಲ್ತಿ ಅಂತ ಕಾಣಿಸ್ತಾರೆ ಡಿಸೀಸ್ ಇರುತ್ತೆ ಗೊತ್ತಾಯ್ತಾ. ವೀಕ್ ಕಾಣಿಸ್ತಾನೆ ಯಾವುದು ಕಂಪ್ಲೇಂಟ್ ಇರೋದು ಅರ್ಥ ಆಯ್ತಾ. ಈಗ ಅಂದಮೇಲೆ ಯಾರು ಕಾಂಪಿಟೆಂಟ್ ಅದಕ್ಕೆ ಮೆಡಿಕಲ್ ಸೈನ್ಸ್ ಕಾಂಪಿಟೆಂಟ್. ಅದೇ ರೀತಿಯೇ ಒಂದು ಜಗತ್ತಿಗೆ ಕಾರಣಕರ್ತರು ಯಾರು ನಿರ್ಮಾಣ ಮಾಡೋಕ್ಕೆ ಯಾರ ಆಧಾರ ನಮಗೆ ಯುಕ್ತಿ ಆಧಾರ ಅಲ್ಲ ಯಾವುದು ಆಧಾರ ಶಾಸ್ತ್ರ ಆಧಾರ. ಅದಕ್ಕೆ ಓಂ ಶಾಸ್ತ್ರ ಯೋಗಿ ಸ್ವಾಹು ನಾವೇರವಿಂದಂತೆ ತಮ್ಮದು ಹಂತಂ ಸರ್ವಾನುಭು ಬಹಳ ಇಂಪಾರ್ಟೆಂಟ್. ನಾ ಅವೇದವಿತ್ ಮನುತೇ ತಂಬೃಹಂತಂ ಅವೇದವಿತ್ ಯಾವನು ವೇದಾದಿ ಶಾಸ್ತ್ರಗಳನ್ನು ತಿಳಿದಿಲ್ಲ ತಂಬೃಹಂತಂ ನಮನುತೆ ಅದು ದೇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕಣ್ಣಿಲ್ದವನಿಗೇನು ಕಾಣೋದಿಲ್ಲ ರೂಪ ಕಾಣೋದಿಲ್ಲ ಕಿವಿಯಿಲ್ದವನಿಗೇನು ಕಾಣೋದಿಲ್ಲ ಶಬ್ದ ಕೇಳೋದಿಲ್ಲ ಕಾಲಿಲ್ದವನಿಗೆ ಅಣ್ಣಕ್ಕೆ ಬರೋದಿಲ್ಲ ಅದು ಮೂಗಿಲ್ದವನಿಗೆ ವಾಸ್ತೆ ಗೊತ್ತಾಗೋದಿಲ್ಲ. ಯಾರಿಗೆ ಶಾಸ್ತ್ರ ಗೊತ್ತಿಲ್ಲ ಅವ್ರು ದೇವ್ರಿಗೆ ಗೊತ್ತಾಗೋದಿಲ್ಲ ಅಂತ ಅರ್ಥ ಆಯ್ತಾ. ಶಾಸ್ತ್ರ ಅಂಬೋದು ದೇವ್ರ ತಿಳಿಸೋದು ಒಂದೇ ಒಂದು ಪ್ರೂಫ್ ಆದ್ದರಿಂದ ಯಾರು ಶಾಸ್ತ್ರವನ್ನು ಬಿಟ್ಟು ಊಹೆ ಮಾಡ್ತಾರೋ ಅವ್ರು ಯಾವ ಬೆಲೆಯೂ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತೆಲ್ಲ ಜನ ಮಾತಾಡ್ತಿರೋದು ಯಾವ ಮೇಲೆ ಬರೀ ಇನ್ಫರೆನ್ಸ್ ಮೇಲೆ ಬರೀ ಲಾಜಿಕ್ ಮೇಲೆ. ಲಾಜಿಕ್ ಒಂದು ಅಲ್ಟಿಮೇಟ್ ಪ್ರೂಫ್ ಅಲ್ಲ ಅದರಿಂದಾಗಿನೆ ಎಂದು ದೇವ್ರ ಬಗ್ಗೆ ಅದು ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ಹೆಲ್ಪ್ ತಗೊಳ್ಳಿ ಅದು ಫೈನಲ್ ಮಾಡಬಾರ್ದು. ಫೈನಲ್ ಆದರೂ ಶಾಸ್ತ್ರನೇ ಬೇರೆ ಅಲ್ಲ. ಔಪರಿಷದ ಪುರುಷ ದೇವರಿಗೆ ಹೆಚ್ಚಿದ್ದ ಔಪರಿಷದ ಔಪರಿಷದ ಅಂದ್ರೇನು ಉಪನಿಷತ್ ಪ್ರತಿಪಾದ್ಯ ಅಂತ ಉಪನಿಷದ ಈಗ ಸಮಾಧಿ ಉಪನಿಷತ್ ಸಮಾಧಿಗಮ್ಯ ಅಂತ ಶಾಸ್ತ್ರಗಳು ತಿಳಿತಾನೆ ಮತ್ತು ಬೇರೆ ತಿಳಿಯೋದಿಲ್ಲ. ಇತ್ಯಾದಿ ಕೃತಿಭ್ಯ ಇತ್ಯಾದಿ ಕೃತಿಗಳಿಂದ ಮಾಡಬೇಕೇ ಹೊರತು ಬೇರೆ ಅಲ್ಲ. ಇವತ್ತು ನೋಡಿ ಸರ್ಕಾರ ಏನೋ ಒಬ್ಬ ಇಂಗ್ಲೀಷ್ ಲೆಕ್ಚರ್ ಅಪಾಯಿಂಟ್ ಮಾಡ್ಬೇಕು ಈಗ ಏನು ಮಾಡ್ತಾರೆ ಅದು ಕಮಿಟಿ ಮಾಡ್ತಾರೆ. ಕಮಿಟಿಯಲ್ಲಿ ಯಾರಿರ್ತಾರೆ ಆ ಸಬ್ಜೆಕ್ಟ್ ಎಷ್ಟು ಕೊಡ್ತಿರ್ತಾರೆ ಹೌದಲ್ಲ ಇನ್ಯಾರು ಹೈಟು ವೈಟು ತರೋದಿಲ್ಲ, ಪ್ರೈವೇಸಿ ಕ್ಯಾನಾಟ್ ಡಿಸೈಡ್, ಪ್ರೈವೇಸಿ ಸಾಧಿಸಿದ್ದು ಯಾರು ಮಾಡ್ಬೇಕಾದ್ರೆ ಇವನೇ ಮಾಡೋದು. ಕಾಲ ಚೇರ್ಮನ್ ಇರ್ತಾನೆ ಕಮಿಟಿಗೆ, ಅವನ್ನೆಲ್ಲ ಇರೋದು ಕಾಲೇಜ್ ಫೌಂಡರ್ ಆಫ್ ದಿ ಕಾಲೇಜ್ ಇರ್ಬೋದು, ಆಲ್ ಇನ್ ಆಲ್ ಇರ್ಬೋದು, ಬಟ್ ಈ ಕಮಿಟಿ ಮಾತ್ರ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಂಗಿಲ್ಲ. ಅದಕ್ಕೆ ಕಾಂಪಿಟೆನ್ಸ್ ಇಲ್ಲ ಅವರಿಗೆ, ಕಾಂಪಿಟೆನ್ಸ್ ಬರೋದು ಯಾರಿಗೆ, ಆ ಸಬ್ಜೆಕ್ಟ್ ತಿಳಿದವರಿಗೆ ಮಾತ್ರ. ಇದನ್ನು ಲೋಕಲ್ ಫಾಲೋ ಮಾಡ್ತಾರೆ, ಶಾಸ್ತ್ರದಲ್ಲಿ ಬಂದಾಗ ಎಲ್ಲ ಸಲಹೆ ಮಾಡ್ಬಿಡ್ತಾರೆ. ಮೊನ್ನೆ ಗಲಾಟೆ ಆಯ್ತಲ್ಲ ಉಡುಪಿ ಗಲಾಟೆ ಬಂದ ಕಾಲಕ್ಕೆ ಎಲ್ಲರೂ ಮಾತಾಡೋದೇ ಗೊತ್ತಾಯ್ತದೆ, ಯಾರು ಮಾತಾಡೋದಕ್ಕಿಂತ ಅದಕ್ಕೆ ಕಾಂಪಿಟೆಂಟ್ ಪರ್ಸನ್ ಮಾತಾಡ್ಬೇಕು. ಉಳಿದ ಎವರಿಗೆ ಪರವಾಗಿಲ್ಲ ಅಂತ ಕೇಳಿದ್ರೆ ಅವರೆಲ್ಲ ನಮಗೇನು ಅರ್ಥ ಆಗುತ್ತೆ, ಶಾಸ್ತ್ರ ವಿಚಾರ ಬಂದರೆ ಶಾಸ್ತ್ರ ವಿಚಾರನೇ ಹೇಳ್ಬೇಕು. ಇವತ್ತು ಡಾಕ್ಟ್ರ್ ಹೆಲ್ತ್ ಸರಿ ಇಲ್ಲ, ಯಾರು ಸರ್ಟಿಫಿಕೇಟ್ ಕೊಡಬೇಕು ಡಾಕ್ಟ್ರೆ, ಹೆಲ್ತ್ ಸರಿ ಹೋಗಿದೆ ಮತ್ತೆ ಯಾರು ಕೊಡಬೇಕು, ಮತ್ತೆ ಡಾಕ್ಟ್ರೆ ಕೊಡಬೇಕು, ಅವ್ರು ಹೇಳಿದ್ರೆ ಕೇಳೋದಿಲ್ಲ, ಮತ್ತೆ ನಾವೇ ಮಾಲ್ರೈಟ್ ಅಂದ್ಕೊಂಡು ಕೇಳೋದಿಲ್ಲ, ಮತ್ತೆ ಬೆಳಗಾದ ಹೇಳ್ತಾ ಆರೋಗ್ಯ ಇರಬೇಕಾ ಜೀವನಿಗೆ ಹೇಳ್ಬೇಕಾ ಡಾಕ್ಟ್ರು, ಅರ್ಥ ಆಯ್ತಾ? ಮೆಡಿಕಲ್ ನೀವು ತಗೊಳ್ಬೇಕು ಅವನೇ ಡ್ಯೂಟಿ ಮಾಡೋಣ ಅಂತ ಅವನೇ ಬರಬೇಕು, ಇಷ್ಟೆಲ್ಲ ಫಾಲೋ ಮಾಡ್ತೀರ, ಅದೇ ಶಾಸ್ತ್ರಕ್ಕೆ ಫಾಲೋ ಮಾಡೋದಿಲ್ಲ. ಶಾಸ್ತ್ರದ ದೇವರ ವಿಷಯ ಮಾತಾಡಬೇಕಾದ್ರೆ ಯಾವಾಗಲೂ ಕೂಡ ಶಾಸ್ತ್ರವೇ ಆಧಾರ, ಬೇರೆ ಆಧಾರ ಅಲ್ಲ. ನಚ ಹನುಮಾನಸ್ಯ ನಿಯತ ಪ್ರಾಮಾಣ್ಯಂ, ಒಳ್ಳೆಯ ವಾಕ್ಯ. ನಚ ಹನುಮಾನಸ್ಯ ನಿಯತ ಪ್ರಾಮಾಣ್ಯಂ, ಅನುಮಾನ ಅಂದರೆ ಲಾಜಿಕ್. ಈ ಕನ್ನಡದಲ್ಲಿ ಅನುಮಾನ ಶಬ್ದಕ್ಕೆ ಅರ್ಥವೇ, ಕನ್ನಡದಲ್ಲಿ ಅನುಮಾನ ಅಂದ್ರೆ ಏನೋ ಡೌಟ್ ಅಂತ, ಕನ್ನಡದಲ್ಲಿ ಅನುಮಾನ ಅಂದ್ರೆ ಡೌಟ್, ಸ್ವಂತದ ಅನುಮಾನ ಅಂದ್ರೆ ಡೌಟ್ ಅಂತ ಅರ್ಥ ಅಲ್ಲ, ಅದು ಲಾಜಿಕ್ ಅಂತ, ಗೊತ್ತಾಯ್ತಾ? ಇನ್ಫರೆನ್ಸ್ ಅಂತ. ಅದಕ್ಕೆ ಅನುಮಾನಕ್ಕೆ ನಿಯತ ಪ್ರಾಮಾಣ್ಯಂ, ಬರೀ ಲಾಜಿಕ್ ಯಾವಾಗಲೂ ಕೂಡ ಯಾವ ರೂಲ್ ಸರಿ ಇರಬೇಕಾದ ಕಾರಣ ಇಲ್ಲ ಅಂದರೆ ಮಿಸ್ಗೈಡ್ ಮಿಸ್ಲೀಡ್ ಮಾಡ್ಬೋದು ಲಾಜಿಕ್ ಯಾವಾಗಲೂ ಕೂಡ. ಲಾಜಿಕ್ ಅಲ್ಟಿಮೇಟ್ ಅಲ್ಲ. ಶ್ರುತಿ ಸಹಾಯ ರಹಿತಂ ಅನುಮಾನಂ ಕುತ್ರಚಿತ್ ಶ್ರುತಿ ಸಹಾಯ ರಹಿತ, ವೇದಾದಿ ಶಾಸ್ತ್ರಗಳ ಸಹಾಯ ಇಲ್ಲದೇ ಇರತಕ್ಕಂತಹ ಅನುಮಾನ ಬುದ್ಧಿಯು ಕುತ್ರಚಿತ್ ಎಲ್ಲಿಯೂ ಕೂಡ ನಿಶ್ಚಯ ಸಹಾಯೇ ಲಕ್ಷ್ಯ, ಯಾವುದನ್ನು ಕೂಡ ಡಿಸೈಡ್ ಮಾಡಕ್ಕೆ ಸಾಧ್ಯ ಇಲ್ಲ, ಯುಕ್ತಿಯ ಬಗ್ಗೆ ಫೈನಲ್ ಪ್ರೂಫ್ ಆಗಕ್ಕೆ ಸಾಧ್ಯ ಇಲ್ಲ. ಶ್ರುತಿ ಸ್ಮೃತಿ ಸಹಾಯ ಎತ್ತ ಪ್ರಮಾಣಾಂತರ ಉತ್ತಮ ಪ್ರಮಾಣ ಪದವೀಂದಕ್ಕೆ ನಾತ್ರ ಕಾರ್ಯ ವಿಚಾರಣ, ಆದರೆ ಶ್ರುತಿ ಸ್ಮೃತಿಗಳ ಸಹಾಯ ಇದ್ದರೆ ಮಾತ್ರ ಅದು ಒಳ್ಳೆ ಗ್ರಂಥಿರು. ಶ್ರುತಿ ಸ್ಮೃತಿಗಳ ಸಹಾಯ ಇದ್ದರೆ ಯೋಚನೆ ಇಲ್ಲ, ಸಹಾಯ ಇಲ್ಲ ಅಂದರೆ ಅದಕ್ಕೆ ಯಾವ ಮಹತ್ವ ಇದೆ? ಪೂರ್ವೋತ್ತರ ವಿರೋಧೇನ ಪೂರ್ವೋತ್ತರೋ ಅಭಿಮತೋ ಭವೇ ಮೋಹನ ತರ್ಕ ತರ್ಕಂತೂ ಬಂದೇ ಇತ್ಯಾದಿ ಕೋಮೆ. ಸರಿಯಾದ ತರ್ಕ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಯಾವ್ದಕ್ಕೆ ಇಂಟರ್ಪ್ರಿಟ್ ಮಾಡಬೇಕು ಅದಕ್ಕೆ ಲಾಜಿಕ್ ಹೆಲ್ಪ್ ತಗೊಳ್ಬೇಕಿರುತ್ತೆ, ಅದನ್ನು ಮೇನ್ ಆಗಿ ಮಾಡಕ್ಕೆ ಹೋಗಬಾರ್ದು. ಇದು ಆಚಾರ್ಯ ಕೊಟ್ಟ ಸಿದ್ಧಾಂತ. ಆ ರೀತಿ ಬಿಟ್ಟು ಸುಮ್ಮನೆ ಮಾತಾಡೋದು ಏನಂತ ಕರೀತಾರೆ, ಅದನ್ನ ಶುಷ್ಕ ತರ್ಕ ಅಂತ ಕರಿ. ಶುಷ್ಕ ತರ್ಕ, ಶುಷ್ಕ ತರ್ಕವನ್ನು ಉಪಯೋಗಿಸ್ಬಾರ್ದು. ಸತ್ತರ್ಕ ಬೇರೆ, ಶುಷ್ಕ ತರ್ಕ ಬೇರೆ. ಶುಷ್ಕ ತರ್ಕ ಅಂದ್ರೆ ಏನೋ ಒಣಯುಕ್ತಿ ಅಂತೆ, ಒಣಯುಕ್ತಿ ಅಂತ ಕಡಬರಂತೀವಲ್ಲ, ಒಣ ಅಂದರೆ ಡ್ರೈ, ಇದು ನೋ ಯೂಸ್ ಅಲ್ಲ. ಶುಷ್ಕ ತರ್ಕವನ್ನು ಮಾಡಬಾರ್ದು, ಅದು ಬಿಟ್ಬಿಡ್ಬೇಕು. ಸರಿಯಾದ ತರ್ಕವನ್ನು ಮಾಡಬೇಕು, ಅದಕ್ಕೆ ಯಾವ ಸ್ಟ್ರೆಂತ್ ಇರ್ಬೇಕು. ಟ್ರೈನ್ ಬರುತ್ತೆ ಅಂತ ಏನು ಇರುತ್ತೆ, ಅದಕ್ಕೆ ರೇಲ್ ಇರುತ್ತೆ. ಆ ರೇಲ್ ಮೇಲೆ ಬಂದರೆ ಟ್ರೈನ್ ಒಂದು ಹೋದ್ರೆ ನಿಮ್ಗೆ ಕಟ್ಟೆ ಮುಗಿಯಿತು, ಒಂದು ರೇಲ್ ಮೇಲೆ ಬಂದರೆ ಏನಾಗುತ್ತೆ ಬಟ್ಟೆ ಹೋಗಿ, ಆ ರೋಡಲ್ಲಿ ಬರೋದಿಲ್ಲ. ಎರಡು ರೇಲ್ ಬೇಕು, ಅದಕ್ಕೆ ಆಚಾರ ಹೇಳ್ತಾರೆ. ಯುಕ್ತಿ ಹಬ್ಬದಕ್ಕೆ ಏನು ಬರ್ತಾ, ಎರಡು ರೇಲ್ ಬೇಕು. ಐದರ ಪ್ರತ್ಯಕ್ಷ ಅದು ಆಗಮ, ಪ್ರತ್ಯಕ್ಷದ ಮೇಲಾದರೂ ಬೇಕಾಗುತ್ತೆ, ಆಗಮ ಮೇಲೆ ಬೇಕಾಗುತ್ತೆ. ಬರೀ ರೈಲು ಬರ್ತೋ ರೈಲು ಬಿಡ್ತಾನೆ ಅಂತ ಅಂತೇನು ಉದ್ಯೋಗ ಇಲ್ಲ, ಯಾಕೆ ಇದೆ ವೇಸ್ಟ್ ಅಂತ. ರೈಲು ಬರಬೇಕಾದ್ರೆ ಅದಕ್ಕೆ ಹೇಗೆ ಎರಡು ಬೇಕೇ ಬೇಕು ರೇಲ್ಗಳು, ಅದೇ ರೀತಿಯಲ್ಲಿನೇ ಅನುಮಾನಕ್ಕೆ ಇಲ್ಲ ಪ್ರತ್ಯಕ್ಷ ಸಪೋರ್ಟ್ ಬೇಕು, ಇಲ್ಲ ಆಗಮ ಸಪೋರ್ಟ್ ಬೇಕು, ಎರಡು ಇದ್ರೆ ನಂಬರ್ ಒನ್. ಸುಮ್ಮನೆ ಇದ್ರೆ ಮಾತ್ರ ಅದು ಬೆಲೆ ಇಲ್ಲ. ಇದು ದೋಷಿಸಿಕ್ಕ ಆಚಾರ್ಯರಿಗೆ ಅಷ್ಟು ಮಹತ್ವ ಬರುತ್ತೆ. ತರ್ಕವನ್ನು ಕಂಡೆಮ್ ಮಾಡಿದ್ದ ಆಚಾರ್ಯ ಆ ರೀತಿ ಲೋಕ ತರ್ಕ ಯಾವಾಗಲೂ ಕೈ ಕೊಡುತ್ತೆ, ಅದು ಹೆಲ್ಪ್ ಮಾಡೋದಕ್ಕೆ ಮೋಸ ಮಾಡಬೇಕು, ಬರೀ ತರ್ಕ ಮೋಸ ಮಾಡಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅವ್ರು ತುಂಬ ದಾನ ಮಾಡ್ತಿರ್ತಾರೆ, ಯಾರೋ ಏನಂತ ಬ್ಲಾಕ್ ಮನಿ ಇದೇ ಮಾಡ್ತಾರೆ ಅಂತ ಹೇಳ್ಬೋದು. ದಾನ ಸುರ ಅಂತ ಹೇಳೋದಕ್ಕೂ ಬರುತ್ತೆ, ಹೌದಲ್ಲ? ದೀರ್ಘಾಣಕ್ಕೆ ಬರೋದಿಲ್ಲ ಅಂತ. ಮೇ ಆರ್ ಮೇ ನಾಟ್ ಬಿ ಡೆಸ್ಟಿವ್ ಅಲ್ಲ. ತಂದೆ ಶ್ರದ್ಧೆ ಅವ್ರು ಭಾಳ ಚೆನ್ನಾಗಿ ಮಾಡಿಬಿಟ್ಟ, ವೈಕುಂಠ ಮಾಡಿದ ಮಾಡಿದ ಲಕ್ಷಾಂತರ ಖರ್ಚು ಮಾಡಿಬಿಟ್ಟ. ಜನ ಅಂದರು ಅವ್ರ ಅಪ್ಪ ತಂದೆ ಎಷ್ಟು ಖುಷಿಯಾಗಿದೆ ಗೊತ್ತಾ, ಅವರಿಗೆ ದಾನ ಮಾಡ್ತಾರೆ ಇದ್ದಾರೆ ಅಂತ ಹೇಳ್ತಾರೆ. ಖುಷಿಯಾಗಿ ಇಟ್ಕೊಬೇಕು ಸರಿ ಅಂತ ಹೇಳಿ. ಇನ್ನೊಬ್ಬ ಏನು ಮಾಡ್ದ, ಕರ್ತವ್ಯ ಅಂತ ಮಾಡ್ದ. ಡೆಸ್ಟಿವ್ ಆಗ್ಬೋದು ಯಾರಿಗೆ, ಅವ್ರು ಯಾರು ನೋಡ್ಬೇಕು, ಒಳ್ಳೆ ವೇದ ವೇದ ಅಂತ ಓದಿದವರು ಅವ್ನು ಮಾಡಿ ಯಾರಕ್ಕೆ ಮಾಡ್ತಾರೋನು, ನಾನು ಸದ್ಗತಿ ಆಗಲಿ ಶಾಸ್ತ್ರೋತ್ಸವದಲ್ಲಿ ಮಾಡ್ತಾರೆ ಅಂತ ತಿಳ್ಕೋಬೇಕು. ಹೊರತು ಜನಕ್ಕೆ ಮೋಸ ಮಾಡಲಿಕ್ಕೆ ಅಂತ ಮಾಡೋದು ಯಾರಿಗಂತಾರೆ ಗೊತ್ತಾ? ತಂದೆ ತಾಯಿ ಇದ್ದಾರೆ, ಪೂರ್ತಿ ಗೋಳಾಡ್ತಿದ್ದಾರೆ, ಅವ್ರು ಚಿತ್ರ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಆಮೇಲೆ ಶುಭೋ ಮಾಡ್ತಿದ್ದಾರೆ, ಆಮೇಲೆ ಏನಂತಾರೆ ಇವನು ನಾಟಕ ಮಾಡ್ತಿದ್ದಾನೆ. ಯಾರು ಸರಿಯಾಗಿ ಬದುಕಿರ್ತಾರೋ ಅವರು ಮಾಡಿದಾಗ ಯಾರೋ ಕಾಮೆಂಟ್ ಮಾಡೋದಿಲ್ಲ, ಅದೇ ಆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗ. ಬ್ಯಾಕ್ಗ್ರೌಂಡ್ ಬೇಕು, ದಟ್ ಈಸ್ ಬೇಸಿಕ್. ಬರೀ ಬ್ಯಾಕ್ಗ್ರೌಂಡ್ ಇಲ್ಲದ ಬ್ಯಾಕ್ಗ್ರೌಂಡ್ ಇಲ್ಲದೇ ಸುಮ್ಮನೆ ಕೆಲಸ ಮಾಡಿದರೆ ಏನು ಬೇಕಾದ್ರೂ ಮಾಡಕ್ಕೆ ಬರುತ್ತೆ. ಅದರಿಂದ ಆ ರೀತಿ ಮಾಡಬಹುದು, ಇದನ್ನು ಅಪ್ಲೈ ನಾವು ಫಾಲೋ ಮಾಡಬೇಕು ನಾವು ಎಂದು ಬರೀ ತರ್ಕದಿಂದ ಮಾತಾಡಕ್ಕೆ ಹೋಗ್ತೀವಿ. ಶಾಸ್ತ್ರದ ಆಧಾರ ಬೇಕೇ ಬೇಕು. ಅತೀಂದ್ರಿಯ ವಿಷಯವಾದರೆ ಶಾಸ್ತ್ರದ ಆಧಾರ ಬೇಕು, ಪ್ರತ್ಯಕ್ಷ ವಿಷಯವಾದರೆ ನಾವು ಲೋಕದ ಎವಿಡೆನ್ಸ್ ಬೇಕು. ಇಂದ ಹೊರ ಸಾಧ್ಯ ಇಲ್ಲ. ಅತ್ತ ಶಕ್ಯತ್ವಾಚ ಅನುಮಾನಾನ ಸರ್ವತ್ರ ಬರೀ ಯುಕ್ತಿ ಮಾಡಕ್ಕೆ ಕೊಟ್ಟರೆ ಎಲ್ಲಿ ಬೇಕಾದ್ರೂ ಮಾಡಕ್ಕೆ ಬರುತ್ತೆ. ಬರೀ ಯುಕ್ತಿ ಮಾಡಕ್ಕೆ ಕೊಟ್ಟರೆ ಎಲ್ಲಿ ಬೇಕಾದ್ರೂ ಮಾಡಕ್ಕೆ ಬರುತ್ತೆ, ಅದು ಬೆಲೆ ಇಲ್ಲ. ಸರಿಯಾಗಿ ಯುಕ್ತಿ ಮಾಡುವಂತೆ ಬೆಲೆ ಬರುತ್ತೆ. ಅದಕ್ಕೆ ಮುಂದೆ ಆಚಾರ ತೋರಿಸ್ತಾರೆ ಕೆಲವು ರಾಂಗ್ ಲಾಜಿಕ್ ಎಲ್ಲೇನು ಮಾಡಕ್ಕೆ ಬರುತ್ತೆ ಅಂದರೆ ರಾಂಗ್ ಲಾಜಿಕ್ಗಳನ್ನ ನಾವು ನೋಡ್ತೇವಲ್ಲ, ಸಿಕ್ಕಿದಿರುತ್ತೆ, ದ್ರಾಕ್ಷೆ ಇರುತ್ತೆ, ದ್ರಾಕ್ಷೆ ಇರುತ್ತೆ, ಬಳ್ಳಿಯಲ್ಲಿ ಬಿಡುತ್ತೆ, ಸರಿ ಹೋಗುತ್ತೆ. ಆಮೇಲೆ ಯಾವನ್ನು ನೋಡಿದ ಒಂದು ಇದಿರ್ತಲ್ಲ ಅಶ್ವತ್ಥದ ಹಣ್ಣಿರುತ್ತೆ, ಇಷ್ಟೇಷ್ಟು ಇರುತ್ತೆ, ಅಶ್ವತ್ಥದ ತುಂಬ ಚಿಕ್ಕದಿರುತ್ತೆ, ಮರ ತುಂಬ ದೊಡ್ಡದಿರುತ್ತೆ, ಅತ್ತಾನೆ ಸ್ಮಾಲ್ ಫ್ರೂಟು ಬಿಗ್ ಟ್ರೀ ಇರುತ್ತೆ. ಅವ್ರು ನೋಡ್ದ, ಅದು ಸಿಕ್ಕವ್ರು ಏನೋ ಗೊತ್ತಿಲ್ಲ ಅವ್ರಿಗೆ, ಒಂದು ಕುಂಬಳಕಾಯಿ ತಂದಿಟ್ರು, ಇದು ಎಲ್ಲಿ ಬೆಳೆದಿರಬಹುದು, ಗೆಸ್ ಮಾಡೋದು. ಅವ್ರು ಯೋಚನೆ ಮಾಡ್ದ, ಇಷ್ಟ ಅಶ್ವತ್ಥ ಹಣ್ಣು ಬೆಳಿಬೇಕಾದ್ರೆ ದೊಡ್ಡ ಮರ ಇದೆ, ಇಷ್ಟು ಕುಂಬಳಕಾಯಿ ಬಹುಶಃ ಒಂದು ಕಿಲೋಮೀಟರ್ಗಟ್ಟಿಂದ ಕೆಲವು ತಿಳ್ಕೊಂಡ್ಬಿಟ್ಟ. ಅರ್ಥ ಆಯ್ತಾ? ರಾಂಗ್ ಲಾಜಿಕ್. ಆ್ಯಕ್ಚುಲಿ ಇರೋದೇನದು, ಮರನೇ ಅಲ್ಲ, ಹೊಸ ಮರನೇ ಅಲ್ಲ, ಫಾಲ್ಸ್. ಇಲ್ಲ, ಅದು ದೇವರು ಏನು ತೋರಿಸ್ತಾರೆ, ಇದರಿಂದ ಡೋಂಟ್ ಅಪ್ಲೈ ಲಾಜಿಕ್ ಅಂತ ತೋರಿಸ್ತಾರೆ. ಈ ರೀತಿ ಲಾಜಿಕ್ ಮಾಡಿದ್ರೆ ಕತೆ ಮುದೋಯ್ತದೆ. ಅದಕ್ಕೆ ಯಾರೋ ಒಬ್ರು ಅಂದನಂತೆ, ಯಾರೋ ಒಬ್ರು ಅಂದನಂತೆ, ದಾರಿಯಲ್ಲಿ ಹೋಗ್ತಿದ್ದ ಮೇಲೆ ಅಶ್ವತ್ಥದ ಮರ ನೋಡ್ದ, ಅದ್ರ ಹಣ್ಣು ತಲೆ ಮೇಲೆ ಬಿತ್ತು ನೋಡ್ದ, ಮುಂದಕ್ಕೆ ಹೋದ, ಒಂದು ಕುಂಬಳಕಾಯಿ ನೋಡ್ದ, ಹೆಡ್ದ, ಗಾಡಿಗೆ ಹೂಲ್ ಅಂತ ಹೇಳಿದ್ರು, ಗಾಡಿಗೆ ಹೂಲ್. ಯಾತಕ್ಕೆ ಅಂದರೆ ಇದು ಅಶ್ವತ್ಥದ ಹಣ್ಣನ್ನು ದೊಡ್ಡ ಮರದಲ್ಲಿ ಇಟ್ಟಿದ್ದ, ಈ ಕುಂಬಳಕಾಯಿ ಏನು ಮಾಡಿದ್ದಾನೆ, ಇದರಲ್ಲಿ ಇಟ್ಟಿದ್ದಾನೆ ಅಂದ್ಕೊಂಡ. ಆಮೇಲೆ ಅಂದ್ಕೊಂಡಂತೆ ಗಾಡಿಗೆ ಬ್ರೇಕ್ ಅಂತ ಹೇಳಿದ್ರು. ಯಾತಕ್ಕೆ ಅಂದರೆ ಅವನ್ಯಾರು ಕುಂಬಳಕಾಯಿ ಅಲ್ಲಿ ಬಿಟ್ಟಿದ್ರೆ ಗತಿ ಏನಾಗ್ತದೆ, ತಲೆ ಪುಡಿ ಪುಡಿ ಆಗುತ್ತೆ. ಹೌದಲ್ಲ, ಗಾಡಿಯಲ್ಲಿ ಬ್ರೇಕ್ ಅಂತ ಅವರು ಹೇಳಿದ್ರು. ಅಂದರೆ ದೇವರು ಏನು ಮಾಡಿದ್ದಾನೆ, ಈಗ ನಮಗೆಲ್ಲ ತೆರೆದು ತೋರಿಸ್ತಾರೆ, ಕುಂಬಳಕಾಯಿ ದೊಡ್ಡ ಪದಾರ್ಥ ಬಳ್ಳಿಯಲ್ಲಿ ಬೆಳೆಸ್ತಾರೆ, ಅಶ್ವತ್ಥದ ಹಣ್ಣು ದೊಡ್ಡ ಮರದಲ್ಲಿ ಬೆಳೆಸ್ತಾರೆ, ದೇವರು ತೋರಿಸ್ತಾರೆ ಎಂದು ಕೂಡ. ಅದಕ್ಕೆ ಗಣಿತಾಂಗಲ್ಲಿ ಹೇಳ್ತಾರೆ ಪರಮಾತ್ಮ ಏನು ಮಾಡ್ತಾನೆ, ಮುಳುಗಿಸುವ ಸೂಕ್ಷ್ಮವನ್ನು ಸೇರಿಸುವ ಸ್ಥೂಲವನು ಮುಳುಗಿಸುವ ಸೂಕ್ಷ್ಮವನು, ಸಣ್ಣ ಹನಿ ಒಂದು ಮರದ ಗಿಡ ಮುಳುಗೋಗ್ಬಿಡುತ್ತೆ, ದೊಡ್ಡ ಕರಡು ತೇಲ್ತಾ ಹೋಗುದು. ಇದೆಲ್ಲ ದೇವರ ಮಾಯೆ ಅಂತ ಹೇಳಿ, ದೇವರ ಮಾಯೆ. ಗರುಜ ದಾನವರೆಲ್ಲರೂ ಮುಳುಗು ಮಾಡುವುದೇ ಅಂತ ಹೇಳ್ತಾರೆ. ಕುಲೂಕಲ ಬಳಕೆಗಳು ಧಾನ್ಯವನ್ನು ಅಡಿವಂದದಲ್ಲಿ ಸಂಭರಿಪ, ದೇವರ ಒಂದು ವಿಚಿತ್ರವಾದ ಸಾಮರ್ಥ್ಯ ನೋಡಬೇಕಾದ್ರೆ ಇದು ಅಬ್ಸರ್ವ್ ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಆಚಾರ್ಯರು ಬಹುಚಿತ್ರ ಜಗತ್ ಬಹುಸಾಕರಣ ಪರಶಕ್ತಿ ಅನಂತ ಗುಣ ಪರಮ. ದೇವರು ಜಗತ್ತು ಎಷ್ಟು ವಿಚಿತ್ರ ಸೃಷ್ಟಿ ಮಾಡಿದ್ದಾನೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಮ್ಯಾಜಿಕ್ ಮಾಡಿ ದೇವರಲ್ಲಿ ತೋರಿಸ್ಕೊಡ್ತಾನೆ. ಅನುಮಾನ ಯುಕ್ತಿ, ಸುಮ್ಮ ಸುಮ್ಮನೆ ಯುಕ್ತಿ ಅಪ್ಲೈ ಮಾಡಕ್ಕೆ ಹೋಗಬೇಡಿ ಅಂತ. ತಸ್ಮಾನ್ನ ಶಕ್ತಿ ತಸ್ಮಾನ್ನತಾ ಶಕ್ತಿಮತಿ ಆಗಮಬಹುದು. ಆದ್ದರಿಂದ ಆಗಮವನ್ನು ಸಹಾಯ ತೊಗೊಳ್ಳದೇನೆ ಬರೀ ಯುಕ್ತಿಯನ್ನು ಎಂದೂ ಅಪ್ಲೈ ಮಾಡಬೇಡಿ. ಇಷ್ಟು ವರಹೇ ವರಹಪುರಾಣದಲ್ಲಿ ಹೇಳಿದ್ದಾರೆ. ರೇತೋ ಧಾತು ಭೂಮಾಭಿವಾಸನ ಜಾತಿ ಸ್ಮೃತಿರಯಸ್ಕಾಂತ ಸೂರ್ಯಕಾಂತೋ ಅಂಬುಭಕ್ಷಣ ೇಯಸ್ಯವೇತ್ಯುಪಯಾಚನ ಮೃತೇ ಕರ್ಮ ನಿವೃತ್ತಿಯ ಪ್ರಧಾನಯ. ಬಹಳ ಇಂಪಾರ್ಟೆಂಟ್ ಇದೊಂದು ಆರ್ಗ್ಯುಮೆಂಟ್ ಕೊಡ್ತಾರೆ. ನಾಸ್ತಿಕ್ಯವಾದ ಇತಿ ಮೋಕ್ಷಧರ್ಮವಚನಾತ್ ನಾಸ್ತಿಕ್ಯವಾದೋ ಯುಜ್ಯತೆ. ಒಂದು ಪ್ರಶ್ನೆ ಹಾಕ್ಕೊಂಡ ಸ್ವಾಮಿ, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಲೆಗೆ ಹೋಗೋದಿಲ್ಲ, ಯಾರು ಬೇಡ ಬೇಡ, ದೇವರು ಇಲ್ಲದಾನೆ ತಿಳ್ಕೊಡುತ್ತಾನೆ ಇವೆಲ್ಲ ಪ್ರಶ್ನೆ. ನಾಸ್ತಿಕರು ನಮಗೆ ಉತ್ತರ ಕೊಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ನಾಸ್ತಿಕರಾಗಬೇಡಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ದೇವರು ಏನು ಮಾಡಿದ್ದಾನೆ, ರೇತಃ ಧಾತು ವಟಕಡಿಕ ಘೃತ ಧೂಮಾಧಿವಾಸನಂ ಜಾತಿ ಸ್ಮೃತಿ ಅಯಸ್ಕಾಂತ ಸೂರ್ಯಕಾಂತ ಅಂಬುಭಕ್ಷಣಂ ಪ್ರೇತ್ಯ ಭೂತಾಪ್ತೇಯಶ್ಚೈವ ದೇವತಾಭ್ಯುಪಯಾಚನಂ ಕೃತೇ ಕರ್ಮ ನಿವೃತ್ತಿಶ್ಚ ಪ್ರಮಾಣ ವಿಧಿ ನಿಶ್ಚಯ. ಇಷ್ಟು ಸ್ಟಡಿ ಮಾಡಿ ನೀವು ನಾಸ್ತಿಕ್ಯವಾದ ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ರೇತೋ ಧಾತು ವಚಕಣಿಕ, ರೇತ ಸಿರಿದ ಸೃಷ್ಟಿಯಾಗುತ್ತೆ. ಹೌದಲ್ಲ, ರೇತ ಸಿರಿದ ಸೃಷ್ಟಿಯಾಗುತ್ತೆ. ನಾವೇನು ನೀವೇನು ಮಾಡಿದ, ರೇತ ಸಿರಿ ಸೃಷ್ಟಿಯಾಗುತ್ತೆ ಅಂತ ಹೇಳಿಬಿಟ್ಟ. ಆದರೆ ಮೃತ ಸೇರಿದ ರೇತ ಸಾಯಿ ಸೃಷ್ಟಿಯಾಗೋದಿಲ್ಲ. ರೇತ ನೀವು ಸೃಷ್ಟಿಕರ್ತಾವ ಬರೋದು ಯಾವಾಗ, ಇನ್ನೊಂದು ಕಡೆ ಜೀವ ಇದ್ರೆ ಇನ್ನೊಂದು ಬರೋದಿಲ್ಲ. ದೇವರು ತೋರಿಸ್ತಾರೆ ಬೇರೆ ಯಾವುದರಲ್ಲೇ ಇರತಕ್ಕಂಥ ಶಕ್ತಿ ಯಾವುದರಲ್ಲಿದೆ, ರೇತ ಸೇರಿದೆ. ಅಷ್ಟು ಸೇಮ್ ಸೇಮ್ ರೇತ ಲಿಮಿಟೇಷನ್ ಇದೆ. ಒಂದು ಶಕ್ತಿ ಇಟ್ಟಿದ್ದಾರೆ, ಲಿಮಿಟೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ಯಾರು ಮಾಡಿದ್ದು, ದೇವರು ಮಾಡಿದ್ದೆ ಹೊರತು ಜನ ಮಾಡಕ್ಕೆ ಬರೋದಿಲ್ಲ. ಆಮೇಲೆ ಧಾತು ವಟಗಣಿಕ, ವಟದ ಬೀಜ ಇದೆ, ಅದ್ಭುತವಾದ ಮಾಲಿಷ್ಟದು, ದೊಡ್ಡ ಮರ ಬೆಳೆಸುತ್ತೆ, ಮೊದಲಕ್ಕೆ ಸಾಧ್ಯ ಗೊತ್ತಾಯ್ತಾ. ಅಂತೇಳಿ ವಟ ಕಣಕ್ಕೆ ಎಲ್ಲ ಕಡೆ ಹೇಗೆ ಬೆಳೆಯೋದಿಲ್ಲ, ಆ ನೀವ ಇದೆ ಅದು ಕಾಗೆ ತಿನ್ನಬೇಕಂತ, ಕಾಗೆ ತಿಂದು ಅದರ ಇದರಲ್ಲಿ ವಿಸ್ತಾರದಲ್ಲಿ ಬಂದಾಗ ಮಾತ್ರ ಹುಟ್ಟುತ್ತೆ. ಎಷ್ಟು ಮ್ಯಾಜಿಕ್ ಮಾಡಿದ್ದಾರೆ ಪರಮಾತ್ಮ. ಆಮೇಲೆ ಘೃತ ಧೂಮಾದಿ ವಾಸನ, ಘೃತ ಧೂಮಾದಿಗಳ ವಾಸನ ಮಾಡಿದಾಗ ವೃಕ್ಷಗಳು ವಿಶೇಷವಾಗಿ ಬೆಳೆಯುತ್ತೆ. ಈ ಯಜ್ಞಯಾಗಿ ಮಾಡಿದಾಗ ಸಸ್ಯ ಸಂಪತ್ತು ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಸಂಪತ್ತು ನಮಗೆ ಅರ್ಥನೇ ಆಗೋದಿಲ್ಲ, ಬಟ್ ಫ್ಯಾಕ್ಟ್. ಜಾತಿ ಸ್ಮೃತಿ ಎಷ್ಟೋ ಜನಕ್ಕೆ ಏನಿರುತ್ತೆ, ಜಡಭರ್ತರಾದರಿಗಿಂತಲ್ಲ ಜನ್ಮಾಂತರ ಸ್ಮೃತಿ ಇರುತ್ತೆ. ಇವತ್ತು ಅಲ್ಲಲ್ಲಿ ಕೇಳಿಸುತ್ತೆ ಅವಾಗೇ, ಇದೇನು ತೋರಿಸುತ್ತೆ, ಇದು ನಾಸ್ತಿಕರಾಗಿದ್ದರೆ ಅಂತ ಪ್ರಸಂಗ ನೇಬಾರದಾಗಿತ್ತು. ದೇವರೇ ಇಲ್ಲ, ಧರ್ಮ ಇಲ್ಲ ಅಂತ ಆಗಿಟ್ಟಿದ್ರೆ ಯಾರಿಗೇನು ಬರಬಾರ್ದಾಗಿತ್ತು, ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಬಟ್ ಆಚಾರ್ಯ ಸಿಂಧ್ಯನ ನೆನಪು ಬಂದಿದೆ ಅವರು, ತೋರಿಸ್ತಾರೆ ಕರೆಕ್ಟಾಗಿ ಹೇಳ್ತಾರೆ. ಜಡಭರ್ತರಾಗಲಿಕ್ಕೆ ಸುವಾಗಿಬಿಟ್ಟಿದೆ. ಅಂದಮೇಲೆ ದೇವರು ನಾಸ್ತಿಕ್ಯ ವಾದ ಹೇಳಕ್ಕೆ ಬರೋದಿಲ್ಲ. ನಾಸ್ತಿಕರ ವಾದ ಏನು, ದೇಹ ಬಿಟ್ಟು ಜೀವ ಇಲ್ಲ, ದೇಹವೇ ಜೀವ ಅಂತ ಹೇಳ್ತಾರೆ. ಹಾಗಿದ್ರೆ ಆ ದೇಹದಲ್ಲಿ ನಾಗಿದ್ದೆ, ಈ ದೇಹಕ್ಕೆ ಬಂದೆ, ಆ ದೇಹ ಬಂತು, ಇದನ್ನ ಯಾರು ಹೇಳ್ತಾರೆ? ಜಾತಿ ಸ್ಮೃತಿ ಎಂಬುದು ಶಾಂತವಾಗಿರುತ್ತೆ. ಅಯಸ್ಕಾಂತ, ಅಯಸ್ಕಾಂತ ಮ್ಯಾಗ್ನೆಟ್, ಮ್ಯಾಗ್ನೆಟ್ ಬಿಟ್ಟೆಲ್ಲ ಅಟ್ರಾಕ್ಟ್ ಮಾಡ್ತಾರೆ, ಹುಡುಗರು ಅಟ್ರಾಕ್ಟ್ ಮಾಡೋದಿಲ್ಲ. ಸ್ಪೆಷಲ್ ಪವರ್ ಇದೆ. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಳಿದ್ರೆ, ದೇವರಿಂದ ಅವರು ಎಲ್ಲಿಂದ ಬರ್ತೈತಿ ಅಂತ ಹೇಳ್ತಾರೆ. ಮುಂದೆ ಸೂರ್ಯಕಾಂತ ಅಂಬು ಭಕ್ಷಣ, ಸೂರ್ಯಕಾಂತ ಸಿರೆ ಇಟ್ಕೊಂಡ್ರೆ ಅದರಿಂದ ಏನಾಗುತ್ತೆ, ಬೆಂಕಿ ಫೈರ್ ಕ್ರಿಯೇಟ್ ಆಗುತ್ತೆ. ಅದು ಭೂತಳ್ಳಿ ಇಟ್ಕೊಂಡ್ರೆ ತಂದ್ರೆ ಬಂದಾಗ ಏನಾಗುತ್ತೆ, ಅದು ಫೈರ್ ಕ್ರಿಯೇಟ್ ಆಗುತ್ತೆ. ಬೇರೆ ಶಕ್ತಿ ಇಲ್ಲ, ಅದಕ್ಕೆ ಮಾತ್ರ ಶಕ್ತಿ. ಅಂಬು ಭಕ್ಷಣ ಬಾಯಾರಿಕೆ ಆಗಿರುತ್ತೆ. ಏನು ಕುಡಿದು ಬಾಯಾರಿಕೆ ಹೋಗೋದಿಲ್ಲ, ಏನು ಕುಡಿದ್ರೆ ಹೋಗುತ್ತೆ, ನೀರು ಕುಡಿದ್ರೆ ಮಾತ್ರ ಹೋಗುತ್ತೆ. ಈ ಶಕ್ತಿ ನೀರು ಪರಮಾತ್ಮ ಒಂದು ಇದ್ದಿದ್ದಾರೆ ಅವರಿಗೆ, ಅದರ ಶಕ್ತಿ ಇಲ್ಲದೆ ಹೋಗಿದ್ರೆ, ಅದರ ನಾಸ್ತಿಕ್ಯವಾದ ಆಗಿದ್ದಿದ್ರೆ ಏನು ಕುಡಿದ್ರೆ ಹೋಗ್ಬೇಕಾಗಿತ್ತು, ನೀರು ಕುಡಿದ್ರೆ ಮಾತ್ರ ಯಾಕೆ ಹೋಗುತ್ತೆ. ಪ್ರೇತ್ಯ ಭೂತಾಪ್ತೇ ಇಲ್ಲ, ಬಹಳ ಇಂಪಾರ್ಟೆಂಟ್ ಇದೆ. ನಾವೆಲ್ಲ ಇದ್ದೇವೆ, ಇವರು ಎಲ್ಲ ಕೂತಿದ್ದೇವೆ, ಏನು ಯೋಚನೆ ಇಲ್ಲ. ಆ ಡೆಡ್ ಬಾಡಿ ಇದೆ, ಅದೇನಾಗುತ್ತೆ, ಅದು ಡಿಕಂಪೋಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಡೆಡ್ ಬಾಡಿ ಡಿಕಂಪೋಸ್ ಆಗುತ್ತೆ, ಲೈವ್ ಬಾಡಿ ಆಗೋದಿಲ್ಲ. ಯಾಕಕ್ಕೆ ದೇವಾ ಸಮಥಿಂಗ್ ಅಂತ ಆಯ್ತಲ್ಲ, ಡೆಡ್ ಬಾಡಿ ಡಿಕಂಪೋಸ್ ಆಗುತ್ತೆ, ಇದು ಆಗೋದಿಲ್ಲ ಅಂದಮೇಲೆ ದೇವಾ ಸಮಥಿಂಗ್, ಬಾಡಿ ಇಸ್ ಸೇಮ್, ಬಾಡಿ ಇಸ್ ಸೇಮ್, ಮೊದಲು ಡಿಕಂಪೋಸ್ ಆಗಲಿಲ್ಲ, ಈಗ ಆಗ್ತಾ ಇದೆ ಅಂದಮೇಲೆ ದೇವಾ ಸಮಥಿಂಗ್ ಬಿಫೋರ್ ಇಟ್ ಅಂತ, ದಟ್ ಈಸ್ ಜೀವ. ಹೋಗ್ತಾರೆ ನಾವು ಕಣ್ಣಿಗೆ ಕಾಂತೆ ಹೋದ್ರೆ ಜೀವನ ಒಪ್ತೀವಲ್ಲ ಹೇಳಿದೀಗ ಎಕ್ಸಾಂಪಲ್ ಕೊಡ್ತಾರೆ, ಅಷ್ಟು ಅರ್ಥ ಮಾಡ್ಕೋಬೇಕಿದೆ. ಎಷ್ಟು ಬೆಟ್ಟು ಹೇಳ್ತಾರೆ ಅಂತ ಕೇಳಿದರೆ, ಬೀದಿಯಲ್ಲಿ ಶವ ಇದ್ದರೆ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಬೀದಿಯಲ್ಲಿ ಶವ ಇದ್ದರೆ ಬೀದಿ ಮನೆಯಲ್ಲಲ್ಲ, ಆ ಬೀದಿಯವರೇ ಅಡುಗೆ ಮಾಡಬಾರ್ದು, ಯಾತಕ್ಕೆ ಬೈರಿಗೆ ಅದು ದಿಕ್ಕಪ್ಪೋದಾಗಿದ್ದೆಲ್ಲ ಪೊಲ್ಯೂಟ್ ಮಾಡುತ್ತೆ ಅಂತ ಹೇಳ್ತಾರೆ, ಎಂಟೈರನ್ನು ಪೊಲ್ಯೂಟ್ ಮಾಡುತ್ತೆ. ಅದಕ್ಕೆ ನಮ್ಮ ಏನು ಪದ್ಧತಿ ಇದೆ ಅಂದರೆ, ಡೆಸ್ಟ್ ಆದ ತಕ್ಷಣ ಏನು ಮಾಡ್ಬೇಕು, ಅವನ ಎಷ್ಟು ಫಾಸ್ಟ್ ಆಗಬೇಕು ಅಷ್ಟು ಕ್ಲಿಯರ್ ಮಾಡಬೇಕು, ಕಾಯಬಾರ್ದು ಅಂತ ಹೇಳಿ, ಯಾರನ್ನು ಕಾಯ್ಬಾರ್ದು, ಮೂರು ಗಂಟೆಯೊಳಗೆ ಕ್ಲಿಯರ್ ಮಾಡಿಬಿಡ್ಬೇಕಾದ್ರೆ. ಆಮೇಲೆ ಏನಾಗಿರುತ್ತೆ, ಅದು ಡಿಕಂಪೋಸ್ ಜಾಸ್ತಿ ಆಗಿಬಿಟ್ಟು ಎಂಟೈರನ್ನು ಹಾಳು ಮಾಡುತ್ತೆ. ಸೊ ದೇವ ಸಮಥಿಂಗ್ ಬಿಫೋರ್ ಇಟ್ ಅಂತ ಆಯ್ತೋ ಇಲ್ಲ, ಇನ್ನೊಂದು ಕೇಸು. ಕೃತೆ ಕರ್ಮ ನಿವೃತ್ತಿ ದೇವತಾಭ್ಯುಪಯಾಚನ, ದೇವತಾಭ್ಯುಪಯ, ದೇವತೆಗಳನ್ನು ಏನೋ ಮಾಡಿದ ಕೆಲಸ ಆಗಿರಲಿಲ್ಲ, ದೇವತೆಗೆ ಸೇವೆ ಮಾಡಿದ ಕೆಲಸ ಆಗಿದೆ. ಎಲ್ಲಿಂದ ಆಯ್ತಿದ್ದು, ದೇವತೆಗೆ ಇಲ್ಲದೆ ಹೋದರೆ ಕೆಲಸ ಆಗ್ತಿತ್ತ? ಕೆಲವು ಕೆಲಸ ಅಂತೂ ಟೋಟಲಿ ಇಂಪಾಸಿಬಲ್, ಆಗ ಸಾಧ್ಯತೆಯೇ ಇರೋದಿಲ್ಲ. ಅವ್ರು ಹೇಳಿರ್ತಾರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಆಮೇಲೆ ನೋಡಿದ್ರೆ ಕೆಲಸ ಆಗಿಬಿಡುತ್ತೆ. ಎಲ್ಲಿಂದ ಆಯ್ತಿದ್ದು, ಹಿಂದೆ ಹೇಳಿದ್ದೆ ಒಂದ್ಸಲ, ಒಬ್ಬ ಯಾರೋ ಪಾಠಕ್ಕೆ ಬರೋರು ಒಬ್ಬರಿಗೆ ಏನಾಗಿತ್ತು, ಮದುವೆ ಆಗಿದ್ದ ಹೆಂಡತಿ ಗಂಡು ಗರ್ಭಿಣಿ ಆಗಿ ಸ್ವಲ್ಪ ದಿವಸ ಗ್ಯಾಪ್ ಇತ್ತು, ಭಾರಿ ಖುಷಿ ಆಯ್ತು ಅವರಿಗೆ. ಆಮೇಲೆ ಇದ್ದಕ್ಕಿದ್ದಾಗೆ ಬಂದ, ಏನಂತ ಹೇಳಿದ, ಅದು ಅದ್ಭುತ ಬಂದುಬಿಟ್ಟ, ಏನಾಗಿದೆ ಅಂತ ಕೇಳಿದರೆ ಡಾಕ್ಟರ್ ಹೇಳಿದ್ದಾರೆ ಮಗು ಸತ್ತೋಗ್ಬಿಟ್ಟಿದೆ ಗರ್ಭದೊಳಗೇನೆ, ಗೊತ್ತಾಯ್ತಿಲ್ಲ, ಆದಷ್ಟು ಬೇಗ ತೆಗಿಬೇಕು ಅಂತ ಹೇಳಿದ್ರು. ಅವಾಗ ತೆಗ್ದು ಬಿಡಪ್ಪ, ಏನು ಮಾಡೋಕ್ಕಾಗುತ್ತೆ, ಇಲ್ಲ ಇಲ್ಲ ನಮಗೆ ಭಾಳ ಸಂಕಟ ಆಗಿಬಿಟ್ಟಿದೆ, ಇಲ್ಲಿ ನನ್ನ ಮನಸ್ಸೇ ಇಲ್ಲ, ಇನ್ನೂ ಟ್ರೈ ಮಾಡ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಂದು ಕೆಲಸ ಮಾಡಾಗಿದ್ದರೆ ಭಾಗವತ ಪುರಾಣ ಹೇಳಿತು, ಒಂದು ಪ್ರಯತ್ನ ಮಾಡಾಗಿದ್ದೀನಿ ಅಂತ ಹೇಳಿದ ತಕ್ಷಣ ಮೂರು ದಿನ ಭಾಗವತ ಪುರಾಣ ಹೇಳಿದ್ದೆ, ಮತ್ತೆ ಕರ್ಕೊಂಡೋಗ ಸ್ಕ್ಯಾನಿಂಗಿಗೆ. ಅವ್ರು ಹೇಳಿದರು, ಯಾಕೆ ಲೈಫ್ ಇದ್ದಾಗ ಕಾಡುತ್ತೆ ಸ್ವಲ್ಪ ಇರು ಅಂತ ಹೇಳಿದ. ಅದೇ ಡಾಕ್ಟ್ರೆ, ಮೊದಲು ಡೆಟ್ ಅಂತ ಹೇಳಿದ್ರು, ಆಮೇಲೆ ಇದು ಸ್ವಲ್ಪ ರೋಡ್, ಆಮೇಲೆ ನೋಡಿದ್ರೆ ಕೂಸು ಹುಟ್ಟಿ ಉಪನಯನ ಇದೆ ಅವರಿಗೆ, ಆ ಕೂಸು ಹುಟ್ಟಿದ್ರೆ ಆಮೇಲೆ ಇನ್ನೊಂದು ಎರಡು ಹುಟ್ಟಿವೆ, ಫಸ್ಟ್ ಕ್ಲಾಸ್ ಆಗಿತ್ತು. ಆ ಡಾಕ್ಟ್ರ್ ಬಗ್ಗೆ ಅವಸರ ಮಾಡಿದ ಏನಾಗ್ತಿತ್ತು, ಅಲ್ಲಿ ತೆಗೆದ್ಬಿಡ್ಬೇಕಾಯಿತು, ಅವಸರ ಮಾಡಿ ಬೇಗ ತೆಗೆದ್ಬಿಡು ಅಂತ ಹೇಳಿದ್ರು. ಒಂದು ಆಶ್ಚರ್ಯ ಅಂತ ಕೇಳಿ, ದೇವತಾಭ್ಯುಪಯಾಚನ, ದೇವತೆ ಒಂದು ಪ್ರಾರ್ಥನೆ ಮಾಡಿದ್ರೆ ಕೆಲಸ ಆಗುತ್ತೋ ಇಲ್ಲೋ ನಿಮಗೀಗ, ಏನು ತೋರಿಸುತ್ತದು, ನಾಸ್ತಿಕ್ಯ ತೋರಿಸುತ್ತಾ, ನಾಸ್ತಿಕ್ಯ ತೋರಿಸುತ್ತಾ ಹೇಳುತ್ತೆ ಹೇಳಿ. ಇದೆಲ್ಲ ಭಾಳ ಇಂಪಾರ್ಟೆಂಟ್. ಇದೆಲ್ಲ ಎಲ್ಲಿ ವಾಕ್ಯಗಳು ಆಚಾರ ಹೇಳ್ತಾರೆ, ಮೋಕ್ಷ ಧರ್ಮ ವಚನಗಳು. ಮಹಾಭಾರತದಲ್ಲಿ ಶಾಂತಿ ಪರ್ವ ಅಂತ ಬರ್ತದಲ್ಲ, ಅದರಲ್ಲಿ ಒಂದು ಸತ್ಪರ್ವ ಬರ್ತದೆ ಮೋಕ್ಷ ಧರ್ಮ ಪರ್ವ ಅಂತ, ಅದರಲ್ಲೇ ವಾಕ್ಯಗಳಿವಲ್ಲ ಅನ್ನೋದು. ಆದ್ದರಿಂದ ಏನು ಏನು ಮೃತ್ಯೇ ಕರ್ಮ ನಿವೃತ್ತಿ, ಮೊದಲು ಆಕ್ಟಿವಿಟಿ ಇತ್ತು, ಸತ್ಮೇಲೆ ಆಕ್ಟಿವಿಟಿ ಇಲ್ಲೇ ಇಲ್ಲ. ಮತ್ತೆ ಇರೋ ಸಂಥಿಂಗ್ ಬಿಫೋರ್ ಇಟ್ ಅಂತ ಆಯ್ತಲ್ಲ, ಒಳ್ಳೆ ಗಟ್ಟಿ ಅರಾವತ್ ಬಟ್ಟೆ ಹೆಚ್ಚಾಗ್ತಿತ್ತು. ಆಮೇಲೆ ನೋಡಿದ್ರೆ ಏನು ಏನು ಏನಾಗಲಿ ಒಳ್ಳಾಡ್ತಿದ್ದ, ಇರುವ ಸಂಥಿಂಗ್ ಅದು ನಾಸ್ತಿಕ್ಯವಾದಕ್ಕೆ ಉತ್ತರ ಆಗ್ತಾ ಇದೆ ಅಂತ ಹೇಳ್ತಾರೆ. ಇತಿ ಪ್ರತ್ಯೇಕ ಕರ್ಮ ನಿವೃತ್ತಿಶ್ಚ ಪ್ರಮಾಣವೇ ನಿಶ್ಚಯ ಬಿಟ್ಟು ಕೂಡ ನಾಸ್ತಿಕ್ಯ ಸುಳ್ಳು ಆಸ್ತಿಕ್ಯ ಸತ್ಯ ಅಂತ ಹೇಳೋದಕ್ಕೆ ಆಧಾರವಾಗಿವೆ. ಇತಿ ಮೋಕ್ಷ ಧರ್ಮ ವಚನ ನಾಸ್ತಿಕ್ಯವಾಗೋ ಇದ್ದದೆ. ಮೋಕ್ಷ ಧರ್ಮದ ವಾಕ್ಯಗಳನ್ನು ಓದಿದ ಮೇಲೆ ನಿಮಗೆಂದೂ ಕೂಡ ನಾಸ್ತಿಕ್ಯವಾಗಿ ಸರಿಯಂತ ಸಾಧ್ಯ ಇಲ್ಲ ಅಂತ ದರ್ಶನಾಶ್ಯ ತಪಾದಿ ಫಲಸ್ಯ ಅಂತ ಹೇಳ್ತಾರೆ. ಯಶ್ವಿಕ ಹೇಳ್ತಾರೆ ತಪಾದಿ ಫಲಸ್ಯ ದರ್ಶನ ತಪಸ್ಸು ಮೊದಲಾದಗಳನ್ನು ಮಾಡಿದಾಗ ಫಲ ಕಂಡಿದ್ದೇವೆ ಅಂತ ಹೇಳ್ತಾರೆ. ಇದು ಇವತ್ತು ನಡೀತಾ ಇದೆ ಆಶ್ಚರ್ಯ ಅಂದರೆ ಇವತ್ತು 20th century 21st century ಇನ್ನೂ ಕೂಡ ಏನು ನಡೀತಾ ಇದೆ ತಪಸ್ಸು ಮಾಡಿದ ಫಲ ಸಿಗ್ತಾ ಇದೆ. ಅಂದಮೇಲೆ ನಾಸ್ತಿಕ್ಯವಾಗಿ ಹೇಳೋದಕ್ಕೆ ಬರೋದಿಲ್ಲ. ಋಗ್ಯಜುಸ್ತಾಮ ಸರ್ವಾಸ್ಯ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂ ಚೈವ ರಾತ್ರಮೇ ಚಿಹೀಯತೆ ವಿಜ್ಞಾನಕೂಲಮೇತಸ್ಯ ಸತ್ಯ ಶಾಸ್ತ್ರಂ ಪರಿಕೀರ್ತಿತಂ ಅಲೋಚ್ಯೋ ಗ್ರಂಥ ವಿಸ್ತಾರೋ ದೈವಶಾಸ್ತ್ರಂ ತು ವರ್ತತತ್. ಕಾಂತೇ ಎಲ್ಲ ಬಂದ ಮೇಲೆ ಶಾಸ್ತ್ರದಾರ ಶಾಸ್ತ್ರದಾರ ಅಂತ ಹೇಳಲ್ಲ ಯಾವ ಶಾಸ್ತ್ರಗಳು ಅಂತ ಪ್ರಶ್ನೆ. ಶಾಸ್ತ್ರಗಳು ಯಾವುದೋ ಡಿಫೈನ್ ಮಾಡ್ತಾರೆ. ಯಾವುದೋ ಶಾಸ್ತ್ರ ತರಬಾರದು. ಟೆಕ್ಸ್ಟ್ ಬುಕ್ ಅಂತ ಯಾರು ಮಾಡಬೇಕನ್ನ ಪ್ರಿಸ್ಕ್ರೈಬ್ ಆಗಿರ್ಬೇಕು. ಪ್ರಿಸ್ಕ್ರೈಬ್ ಮಾಡಿರ್ಬೇಕು ಶಾಸ್ತ್ರ ಪ್ರಿಸ್ಕ್ರೈಬ್ ಆಗಿ. ಯಾವುದನ್ನ ಶಾಸ್ತ್ರ ಆಟಿಕೊಂಡ ಶಾಸ್ತ್ರ ಅಲ್ಲ. ಇಲ್ಲಿ ಹೆಸರು ಬಂದಿಲ್ಲ ನೋಡಿ ಅಂತ ಹೇಳ್ತಾರೆ. ಋಗ್ಯಜು ಕಾಮ ಸರ್ವಾಸ್ಯ ಭಾರತ ಪಂಚರಾತ್ರಕಂ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಮಹಾಭಾರತ ಪಂಚರಾತ್ರ ಮೂಲರಾಮಾಯಣ ಶೈವ ಮೂಲರಾಮಾಯಣ ಇವೆಲ್ಲ ಏನಂತ ಹೇಳ್ತಾರೆ ಶಾಸ್ತ್ರವಿದ್ಯೆ ವಿಧೀಯತೆ ಅಂದರೆ ಬೇಸಿಕ್ ಶಾಸ್ತ್ರವಿದೆ. ಯುಗಾದಿ ನಾಲ್ಕು ಪಂಚರಾತ್ರ ಮಹಾಭಾರತ ಮೂಲರಾಮಾಯಣ ಇವೆಲ್ಲ ಏನಿವೋ ಬೇಸಿಕ್ ಶಾಸ್ತ್ರಗಳು. ತದ್ ಹೆಚ್ಚಾನುಕೂಲವೇ ತಸ್ಯ ಸತ್ಯಶಾಸ್ತ್ರ ತಗ್ಗಿರುತ್ತದೆ. ಅದರ ಜೊತೆಗೆ ಈ ಏಳಕ್ಕೆ ಕನ್ಸಿಸ್ಟೆಂಟ್ ಆಗಿರ್ತದಲ್ಲ ಅವೆಲ್ಲ ಕೂಡ ಶಾಸ್ತ್ರನೇ. ಅರ್ಥ ಆಯ್ತಾ ಈಗ ಏಳು ಮಹಾಶಾಸ್ತ್ರಗಳು ಇನ್ನು ಅಕಾಡೆಮಿಕ್ ಸಿದ್ಧಿ 7 ಇದ್ರೆ ಅವು ಶಾಸ್ತ್ರಗಳೇ. ಈ ಹರಿದಾಸ ಸಾಹಿತ್ಯ ಶಾಸ್ತ್ರ ಹೌದಲ್ಲ ಶಾಸ್ತ್ರ ಹೌದಲ್ಲ ಹರಿದಾಸ ಸಾಹಿತ್ಯ ಯಾಕೆ ಇನ್ನು ಅಕಾಡೆಮಿಕ್ ಸಿದ್ಧಿ 7 ಇರೋದ್ರಿಂದ ಶಾಸ್ತ್ರ ಯಾವುದೇ ಭಾಷ್ಯ ಆಚಾರ್ಯ ಭಾಷ್ಯ ಯಾತಕ್ಕೆ ಶಾಸ್ತ್ರ ಅನುಕೂಲವಾಗಿರೋದು ಸುಧಾ ಯಾತಕ್ಕೆ ಶಾಸ್ತ್ರ ಅನುಕೂಲವಾಗಿರೋದು. ಅರ್ಥ ಆಯ್ತಾ ಈಗ ಏಳಕ್ಕೆ ಅನುಕೂಲವಾಗಿದ್ದರೆ ಶಾಸ್ತ್ರ ಅಂತ ಹೇಳ್ಬೋದು. ಅನುಕೂಲ ಇಲ್ಲದೆ ಹೋದರೆ ಶಾಸ್ತ್ರ ಅಲ್ಲ. ಸರಿ ಇದೆಲ್ಲ ಸೇರಿ ಹೋಗ್ತೀವಿ. ಏಳು ಹೇಳಿದ್ರೆ ಅನುಕೂಲ ಅಂತ ಹೇಳ್ತಾ ಎಲ್ಲ ಬಂದಿದೆ. ಗೊತ್ತಾಯ್ತಾ ಹೆಚ್ಚಾನುಕೂಲ ಮೇತಸ್ಯ ಸತ್ಯಶಾಸ್ತ್ರ ಪ್ರಕೀರ್ತಿತ ಅಥೋ ನ್ಯೋ ಗ್ರಂಥ ವಿಸ್ತಾರೋ ದೈವಶಾಸ್ತ್ರಕ್ಕೂ ವರ್ತತ್ ಕಾಂಬೆ. ಉಳಿದೆಲ್ಲ ಗ್ರಂಥಗಳು ಇವೂ ಅಲ್ಲ ಇವಕ್ಕೆ ಅನುಗುಣವಾಗಿಯೂ ಇಲ್ಲ ಅಂದರೆ ಅವು ಏನೆಲ್ಲ ಶಾಸ್ತ್ರಗಳಲ್ಲ ಅಂತ. ಇವ್ಯಾವ ಶಾಸ್ತ್ರಗಳಲ್ಲ ಅಂತ ತಿಳ್ಕೊಂಬಿಡಿ. ವಿಷ್ಣು ಶಾಸ್ತ್ರಗಳು ಪುರಾಣಗಳು ಯಾತಕ್ಕೆ ಪ್ರಮಾಣ ಹೆಚ್ಚಾನುಕೂಲ ಬೇಕು. ಗೊತ್ತಾಯ್ತಾ ಅದನ್ನು ನೆನ್ಕಿಟ್ಕೊಂಡ್ಬಿಡ್ತು. ಇದು ಶಾಸ್ತ್ರ ಡಿಫೈನ್ ಮಾಡಿದ ಮೇಲೆ ಹಿಂಗಾದ್ರೆ ಯಾವುದ್ರ ಶಾಸ್ತ್ರ ಅಂತ ಕರಿಬೇಕು ಅಂದರೆ ಈ ಶೋಕ ನೆನಪಿರಬೇಕು. ಸಕ್ತ ಕನ್ಫ್ಯೂಷನ್ ಅವಾಯ್ಡ್ ಆಗಿದೆ. ಇದೆಲ್ಲ ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಏನು ಗೊತ್ತಿರಲಿಲ್ಲ. ಶಾಸ್ತ್ರ ಶಾಸ್ತ್ರ ಬಾಯಿ ಶಾಸ್ತ್ರ ಹೊರತು ಡೆಫಿನೇಷನ್ ಸಿಕ್ತಿರಲಿಲ್ಲ. ಇದೆಲ್ಲ ಎಷ್ಟು ಅನುಕೂಲ ಮಾಡಿಕೊಂಡಿದ್ದಾರೆ ಗೊತ್ತಾಗಿದೆ. ಸಾಂಖ್ಯಂ ಯೋಗ ವೇದಾರಣ್ಯಕಮೇವ ವೇದಶಾಸ್ತ್ರಯೋ ಐಕ್ಯಾಭಿಪ್ರಾಯೇಣ ಚರಾತ್ರಶ್ಚೈವ ಪ್ರಾಣ್ಯಮುಕ್ತಂ ಉತರೇಣ ಭಿನ್ನಮತತ್ವಂ ಪ್ರವರ್ಜ್ಯ ಮೋಕ್ಷಧರ್ಮೇಶ್ವರಿ. ಇಲ್ಲೊಂದು ಪ್ರಶ್ನೆ ಹಾಕ್ಕೊಂಡು ಆಯ್ತು ಎಲ್ಲ ಒಪ್ಕೊಂಡ್ಬಿಡೋಣ. ಪಂಚರಾತ್ರ ಒಪ್ಪೋದಿಲ್ಲ ಅಂತ ಹೇಳಿ ಶಂಕರ ಭಾಷೆ ಪಂಚರಾತ್ರ ಒಪ್ಪೋದಿಲ್ಲ ಪಂಚರಾತ್ರ ಒಪ್ಪೋದಿಲ್ಲ ಅಂತ ಕೇಳಿದರೆ ಪಂಚರಾತ್ರ ಪ್ರಮಾಣ ಅಂತ ಮಹಾಭಾರತ ಹೇಳಿಬಿಟ್ಟಿದೆ. ಅದನ್ನು ಒಪ್ಪಬೇಕು ಅಂತ ಕೋಟ್ ಮಾಡ್ತಾರೆ. ಇದೇ ವಾಕ್ಯ ಸಾಂಖ್ಯಂ ಯೋಗ ಪಾಶುಪಥಂ ವೇದಾರಣ್ಯಕಮೇವ ಚಾಹಿತ್ಯ ಆರಭ್ಯ ವೇದಶಾಸ್ತ್ರಯೋಗ ಐಕ್ಯಾಭಿಪ್ರಾಯೇಣ ಪಂಚರಾತ್ರ ಶೈವ ಪ್ರಾಮಾಣ್ಯ ಉತ್ತಮ ಇತರೇಷಾಂ ಭಿನ್ನಮತತ್ವಂ ಪ್ರದರ್ಶ್ಯ ಮೋಕ್ಷಧರ್ಮೇಶು. ಮೋಕ್ಷಧರ್ಮಗಳಲ್ಲಿ ಸ್ಪಷ್ಟವಾಗಿ ಪಾಶುಪಥಾದಿಗಳು ಶಾಸ್ತ್ರ ಅಲ್ಲ ಸಾಂಖ್ಯಾದಿಗಳು ಶಾಸ್ತ್ರ ಅಲ್ಲ ಪಂಚರಾತ್ರ ಶಾಸ್ತ್ರ ಅಂತ ಹೇಳಿರೋದ್ರಿಂದ ಶಾಸ್ತ್ರ ದೋಷಬೇಕು ಅಂತ ಹೇಳ್ತಾರೆ. ಈ ರೀತಿ ಶಾಸ್ತ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದ ಆಚಾರ್ಯರು ನನಗೆ. ಇದು ಒಂದು ಭಾಗ. ಶಾಸ್ತ್ರಂ ಯೋನಿ ಪ್ರಮಾಣ ಮಧ್ಯೆಯಲ್ಲಿ ಶಾಸ್ತ್ರಯೋನಿ ಶಾಸ್ತ್ರಯೋನಿತ್ವ ಅಂತ ಬರೋದಕ್ಕೆ ಏನರ್ಥ ಅಂದರೆ ಶಾಸ್ತ್ರಂ ಯೋನಿ ಯಸ್ಯ ಅದು ಶಾಸ್ತ್ರಯೋನಿ ಅಂದರೆ ಶಾಸ್ತ್ರವೇ ಪ್ರಮಾಣ ಅಂತ. ಇದು ಮಾತ್ರ ಆಚಾರ್ಯ ಯಾತಕ್ಕೆ ಹೇಳಿದ್ರು ಸುಮ್ಮನೆ ಒಳ್ಳೆ ಅರ್ಥ ಆಗೋದಿಲ್ಲ. ಶಂಕರ ಭಾಷೆದೊಳಗೆ ಅವರು ಬರೀತಾರೆ ಶಾಸ್ತ್ರಯೋನಿ ಸ್ವಾತ್ ಅಂದ್ರೆ ಏನರ್ಥ ಅಂದ್ರೆ ಅವ್ರು ಹೇಳ್ತಾರೆ. ಶಾಸ್ತ್ರಯೋನಿ ಸ್ವಾತ್ ಅಂದ್ರೆ ಏನರ್ಥ ಅಂದ್ರೆ ಎರಡರ್ಥ ಬರೀತಾರೆ. ಒಂದರ್ಥ ಈ ಹೇಳೋದು ಏನರ್ಥ ಅಂದ್ರೆ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ. ಯಾತಕ್ಕೆ ಅಂದ್ರೆ ಸೂತ್ರ ಹೇಳ್ತಾ ಇದೆ, ಶಾಸ್ತ್ರವನ್ನು ಬರೆದಿರುವುದರಿಂದ ಅಂತ ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಪರಮಾತ್ಮ ಜಗಜ್ಜನ್ಮಾದಿ ಕಾರಣ, ಶಾಸ್ತ್ರವನ್ನು ಬರೆದಿರುವುದರಿಂದ. ಏನು ಡಿಫೆಕ್ಟ್ ಇದೆಯೋ ಅನುಕೂಲ ಇದೆ ಅದರಲ್ಲಿ ನೀವೇ ಹೇಳಿ ನೋಡಂತೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓ ಮತಾಪೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು. ಬ್ರಹ್ಮ ಯಾರು? ಜಗತ್ತಿನಲ್ಲಿ ಜನ್ಮಾದಿ ಕಾರಣನಾದವನು. ಅದಕ್ಕೆ ಯಾತಕ್ಕೆ ಜನ್ಮಾದಿ ಕಾರಣ ಅಂತ ಹೇಗೆ ಹೇಳಬೇಕು ಅಂದರೆ ಶಾಸ್ತ್ರ ಇವರಿಗೆ ಶಾಸ್ತ್ರ ಬರೆದಿದ್ದಾರಾದ್ದರಿಂದ. ಗೊತ್ತಾಯ್ತಾ ಹೇಗೆ ಲಾಜಿಕ್ ಹೇಗಿದೆ ಇದು? ರಿವರ್ಸ್ ಹೌದಲ್ಲ. ಶಾಸ್ತ್ರ ಪರಮಾತ್ಮ ಶಾಸ್ತ್ರ ಬರೆದಿದ್ದಾನೆ, ಯಾಕೆ ಜಗತ್ ಜನ್ಮಾದಿ ಕಾರಣ ಆದ್ರಿಂದ ಸರಿ ಹೋದ್ರು. ಜಗತ್ತಿನಲ್ಲಿ ಕಾರಣನಾದ್ರೆ ಶಾಸ್ತ್ರ ಬರೆದಿದ್ದಾರೆ. ಯಾವ್ದು ದೊಡ್ಡದಿದ್ರೊಳಗೆ? ಜಗತ್ ಜನ್ಮಾದಿ ಕಾರಣ ಅಂತ ದೊಡ್ಡದು, ಅದನ್ನು ಪ್ರೂವ್ ಮಾಡೋಕ್ಕೆ ಶಾಸ್ತ್ರ ಬರೆದವ್ರ ಕಾರಣ ಬರ್ತಾರೆ. ಉಲ್ಟಾ ಬರ್ತಾಯಿ ಆಚಾರ್ಯ ಯಾತಕ್ಕೆ ಬರ್ತದೆ ಅದನ್ನು ಕರೆಕ್ಟ್ ಆಗುತ್ತೆ. ತಪ್ಪರದಿದ್ದು ನೀವು ಬರಿಬಾರ್ದು ಅಂತ ಆಚಾರ್ಯ ತೋರಿಸ್ಕೊಡ್ತಾರೆ. ಟೀಕಾರ ಏನು ಮಾಡ್ತಾರೆ? ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾತಕ್ಕೆ ಆಚಾರ್ಯ ವಿಗ್ರಹ ತೋರಿಸಿದ್ರು ಅಂದರೆ ಅವ್ರು ಮಾಡಿ ತಪ್ಪು ತೋರಿಸೋದಕ್ಕೋಸ್ಕರ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವನು ಮನೆ ಓನರು, ಯಾಕೆ ರೂಮ್ ಓನರ್ ಆದ್ದರಿಂದ. ಗೊತ್ತಾಯ್ತಾ? ಅವನು ರೂಮ್ ಓನರು ಮನೆ ಓನರ್ ಆದ್ರಿಂದ ಕರೆಕ್ಟ್ ಅವರು. ರೂಮ್ ಅವನು ಮನೆ ಓನರ್ ಅವನಾದ್ರಿಂದ ಕರೆಕ್ಟ್ ಅವರು. ಅರ್ಥ ಆಯ್ತಾ? ಉಲ್ಟಾ ಪಡ್ತಾ ಇವ್ರು ಹೇಳ್ತಿರೋದು. ಅವ್ರು ಫ್ಲಾಟ್ ಅವನು ಇಡೀ ಎಂಟ್ರೆನ್ಸ್ ಫ್ಲಾಟ್ ಅವನು ಓನರು, ಒಂದು ಫ್ಲಾಟ್ ಅವನಾಗಿರೋದ್ರಿಂದ. ಅರ್ಥ ಆಯ್ತಾ? 128 ಫ್ಲಾಟ್ ಇದೆ, ಒಂದು ಫ್ಲಾಟ್ ಇಟ್ಕೊಂಡಿದ್ದೆ, ಒಂದು ಫ್ಲಾಟ್ ಅವನದಾದ್ರಿಂದ ಎಲ್ಲ ಫ್ಲಾಟ್ ಅವನದೇ, ಎಲ್ಲ ಫ್ಲಾಟ್ ಅವನದಾದ್ರೆ ಈ ಫ್ಲಾಟ್ ಅವನದೇ, ಅದೇ ಆಗಿರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾರೆ. ಈಗ ಅರ್ಥ ಮಾಡ್ಕೋಬೇಕು ಅವ್ರ ಕ್ಯಾಲಿಬರ್ ಹೇಗಿರ್ಬೋದು ಲೆಕ್ಕಾಗಿ. ಆಚಾರ್ಯ ಯಾತಕ್ಕೆ ಅವತಾರ ಮಾಡಿದ್ರು ಅಂದರೆ ಇದನ್ನೆಲ್ಲ ಖಂಡನೆ ಮಾಡಬೇಕಾದ್ರೆ ಇನ್ಯಾರಿಗೂ ಸಾಧ್ಯ ಇರಲಿಲ್ಲ. ಆ ರೀತಿ ಒಂದು ಜನಕ್ಕೆ ಮೆಸ್ಪರಿಸಂ ಮಾಡಲೇ ಮಾಡಿಬಿಟ್ಟಿದ್ರು, ಅದೆಲ್ಲ ತೆಗಿಬೇಕಾಗಿತ್ತು. ಇದು ಆಚಾರ್ಯ ಬಂದ ಜಾಗ, ಇಲ್ಲಿ ಅವತಾರ ಮಾಡಿದ ಜಾಗ ಅದು ಭಾಳ ಇಂಟ್ರೆಸ್ಟಿಂಗ್. ಇಲ್ಲೇ ಅವತಾರ ಮಾಡಿದರು, ಎಷ್ಟು ದಿವಸ ಓಡಾಡಿದ್ರೆ ಲೆಕ್ಕ ಇದೆ. ಆಚಾರ್ಯ 7 ವರ್ಷ ಓಡಾಡಿದ್ದಾರೆ ಜಾಗದಲ್ಲಿ. ಅಂದ ಮೇಲೆ ಎಷ್ಟು ವಿಚಿತ್ರವಾದ ಪುಣ್ಯಸ್ಥಳ ಅಂತ ಯೋಚನೆ ಮಾಡಿದ್ರು. ಅಂಥ ಜಾಗ ಉಳಿದ ಆಚಾರ ಬಗ್ಗೆ ಸಿಗೋದಿಲ್ಲ. ಬಿಡಿ, ಯಾರ್ಯಾರು ಹುಟ್ಟಿದ್ರು ಇಲ್ಲೇ ಇದ್ರು ಅಂತ ಹೇಳ್ತಕ್ಕಂಥ ಎರಡು ಸರಿ ಆಚಾರ ಬಗ್ಗೆ ಒಂದೇ ಕಟ್ಟಿ ಅಧಿಕೃತ ಆಚಾರ ಬಗ್ಗೆ ಒಂದೇ. ಆದರೆ ಪಾದಕ ಮಹತ್ವ ಜನಕ್ಕೆ ಗೊತ್ತಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಸಿದ್ಧಿ ಕ್ಷೇತ್ರ ಅದು. ವಜ್ರಾಸವಳ ಅಂತವ್ರಿಗೆ ಅರ್ಥ ಆಗ್ತದೆ. ಪವಿತ್ರ ಪಾದಕ ಕ್ಷೇತ್ರ ಕೋನ ಸೇವೆಯಿಂದ ಕೂಡಿದ, ಯಾರು ಬರೋದಿಲ್ಲ ಇಲ್ಲಿಗೆ, ಯಾವ ವಿದ್ವಾಂಸರು ಬರೋದಿಲ್ಲ ಅಂತ ಹೇಳಬೇಕಾದ್ರೆ ಎಷ್ಟು ಅನುಭವಿ ಹೇಳ್ತಾರೆ ವಜ್ರಾಸವಳ ಯೋಚನೆ ಬಂದು. ಯೋನಿ ಅಂದರೆ ಕಾರಣಂ ಅಂತ, ಮಮ ಯೋನಿ ರಫ್ತು ಅಂತಸ್ಥ ಮುದ್ರೆ, ಅಲ್ಲೇನಂತ ಬಂತು ಮಮ ಕಾರಣಂ ಅಂತ. ಯೋನಿ ಶಬ್ದಕ್ಕೆ ಅನೇಕ ಅರ್ಥ, ಇಲ್ಲಿ ಕಾರಣಂ ಅಂತ. ಇಲ್ಲಿ ಶಾಸ್ತ್ರಯೋನಿತ್ವಾದಿ ಕಾರಣ ಎಂದು ಹೇಳಿ ಅಜ್ಞಾನ ಪ್ರತೀಯಮಾನಮಿ ಏತರೇಷ ಶಾಸ್ತ್ರಯೋನಿತ್ವ. ಇನ್ನೊಂದು ಪ್ರಶ್ನೆ ಹಾಕೋಣ ನೋಡಿ ಸ್ವಾಮಿ, ಅದು ಆಗ ನೀವೇನು ಹೇಳಿದ್ರಿ, ಪಾಶುಪತಾದಿಗಳನ್ನು ಬೇರೆ ಹೇಳ್ತಾ ಇದ್ದಾರೆ, ವಿರೋಧ ಮಾಡಕ್ಕೆ ಬರುತ್ತೆ ಅಂತ ನಾವು ಹೇಳಿದರೆ ಶಾಸ್ತ್ರಗಳೇ ಅಲ್ಲ ಅಂತ ಹೇಳಿದ್ವಿ. ಆಯ್ತು, ಒಪ್ಪಿಟ್ಕೊಳ್ಳೋಣ. ಆದರೆ ಶಾಸ್ತ್ರನೇ ತಗೊಳ್ಳಿ ಇವತ್ತು, ಶಾಸ್ತ್ರನೇ ತಗೊಳ್ಳಿ. ಕನ್ಸಿಸ್ಟೆನ್ಸಿ ಇದೆ ಅನ್ನೋದ್ರೊಳಗೆ ಇಲ್ಲೂ ಅಲ್ಲ. ಒಂದು ಕಡೆ ಏನು ಹೇಳುತ್ತೆ, ಏಕೋ ನಾರಾಯಣ ಆಚೀತ್ ಅಂತ ಹೇಳಿ, ಇನ್ನೊಂದು ಕಡೆಗೆ ಏಕೋ ರುದ್ರೋಣ ದ್ವಿತೀಯ ಆಯಿತು ಅಷ್ಟೇ ಅಂತ ಹೇಳಿ, ಇನ್ನೊಂದು ಕಡೆಗೆ ಹಿರಣ್ಯ ಗರ್ಭ ಸಮವರ್ತ ಆಗಿರಿ ಅಂತ ಹೇಳಿ, ಎಲ್ಲ ಇನ್ಕನ್ಸಿಸ್ಟೆನ್ಸಿ. ಒಂದು ಕಡೆ ನೋಡಿದ್ರೆ ವಿಷ್ಣು ಸರ್ವೋತ್ತಮ, ಇನ್ನೊಂದು ಕಡೆ ಬ್ರಹ್ಮ ಸರ್ವೋತ್ತಮ, ರುದ್ರದೇವ ಸರ್ವೋತ್ತಮ, ಇನ್ನೊಂದು ಕಡೆಗೆ ಕಾಲ ಆತಿ ಕಾಲವೇ ಸರ್ವೋತ್ತಮ ಅಂತ ಹೇಳ್ತಾರೆ. ಮತ್ತೊಂದು ಕಡೆಗೆ ಅಸದೇ ವೇದಮಗ್ರೆ ಆತಿ ಅಸತ್ಯಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಸದೇವ ಸೋಮೇದಮಗ್ರೆ ಆತಿ ಸತ್ಯಿತ್ತು ಅಂತ ಹೇಳ್ತಾರೆ. ಕೆಲವು ಕಡೆಗೆ ಧರ್ಮ ಆತಿ ಅಂತ ಹೇಳ್ತಾರೆ. ಉಚ್ಚಾವಟಿ ಕನ್ಫ್ಯೂಷನ್ ತಗೊಂಡು ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಓಂ ಸಂತು ಸಮನ್ವಯ ಓ ಏನು ಕಂಬಳಿ ಮಾಡ್ಕೊಳ್ಳೋಕೆ ಹೋಗಬೇಡ. ಶಾಸ್ತ್ರ ಓದಿದ ಮೇಲೆ ದೇವರು ತಿಳ್ಕೋಬೇಕು ಅಂತ ಹೇಳಿದ್ರಲ್ಲ, ಶಾಸ್ತ್ರ ಹೇಗೆ ಓದಬೇಕು ಅಂದರೆ ಸಮನ್ವಯ ಅಂತ ಹೇಳ್ತಾರೆ. ಪೂರ್ವಾಪರ ಅರ್ಥ ಮಾಡಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ನೇ ಇಲ್ಲ ಅಂತ ಹೇಳಿ. ಶಾಸ್ತ್ರಗಳಲ್ಲಿ ಏನಿಲ್ಲ, ಎಲ್ಲೆಲ್ಲೂ ವಿರೋಧ ಇಲ್ಲ, ಎಲ್ಲೆಲ್ಲೂ ಇನ್ಕನ್ಸಿಸ್ಟೆನ್ಸಿ ಇಲ್ಲ. ಎಲ್ಲ ಕಡೆಗೂ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ ಅರ್ಥನೇ ಬಂದಿದೆ. ಅದಕ್ಕೆ ಸಮನ್ವಯ ಅಂತ ಹೇಳಿ ಸಮನ್ವಯ ಮಾಡಿಕೊಂಡ್ರೆ ಗೊತ್ತಾಗ. ಅನ್ವಯ ಉಪತ್ಯಾದಿ ಲಿಂಗಂ, ಸಮನ್ವಯ ಮಾಡುವುದಂದ್ರೇನು? ಉಪಪತ್ಯಾದಿ ಯುಕ್ತಿಗಳನ್ನ ಅಪ್ಲೈ ಮಾಡಬೇಕು, ಉಪಪತ್ಯಾದಿಗಳನ್ನು ಅಪ್ಲೈ ಮಾಡಬೇಕು. ಉಪತ್ಯಾದಿಗಳು ಅಂದ್ರೇನು ಅಂದರೆ ಬಹಳ ಸರಳ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ವಾಕ್ಯ ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಕೆಲವು ಗೈಡೆನ್ಸ್ ಅಸಿಸ್ಟೆನ್ಸ್ ನಮಗೆ ಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ, ಇವೆಲ್ಲ ಕೂಡ ನಿರ್ಣಾಯಕ ಪ್ರಮಾಣಗಳು. ಹಾಗಂದ್ರೆ ಏನು ಅಂದರೆ ಒಂದು ವಾಕ್ಯ ಬಂದೀಗ ಅದೇನು ಅರ್ಥ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಬೇಕು, ಸ್ವಲ್ಪ ಅದು ಆಂಬಿಗ್ಯಸ್ ಆಗಿದೆ, ಆಂಬಿಗ್ಯಸ್ ಆಗಿದೆ. ಅವಾಗ ಏನು ಮಾಡಬೇಕು ಅಂದರೆ ಅದು ಬಿಗಿನಿಂಗ್ ಏನೋ ನೋಡಬೇಕು, ಕನ್ಕ್ಲೂಷನ್ ಏನೋ ನೋಡಬೇಕು. ರಿಪಿಟೇಷನ್ ಯಾವುದು ನೋಡಬೇಕು. ಅವೆಲ್ಲ ನೋಡಿದಾಗ ಏನಾಗುತ್ತೆ, ಕ್ಲಿಯರ್ ಆಗಿ ಆಗ್ತಾ ಇದೆ. ಉದಾಹರಣೆಗೆ ಒಬ್ಬ ತಂದೆ ಮಗನಿಗೆ ಹೇಳಿದ, ವಿಷಂ ಭುಂಕ್ಷ, ವಿಷ ತಿನ್ನು ಅಂತ ಹೇಳಿದ. ಇವನೇನು ಮಾಡಿದ, ಇನ್ನೊಬ್ಬನು ನಿಮ್ಮಪ್ಪ ಹೇಳಿದ್ದಾನೆ ಪಿತೃದೇವೋ ಭವ ಅಂತ ಹೇಳಿದೆ, ವಿಷ ತಂದು ಕೊಟ್ಟ ಕೊಂದಾಕಿದ್ದಾನೆ. ವಿಷ ತಿನ್ನು ಅಂತ ಅವರಪ್ಪ ನೈಟಿಂದ ಬೇರೆ ಕೊಟ್ಟಿದ್ದ, ಮತ್ತೆ ವಿಷಂ ಭುಂಕ್ಷ ಅಂತ ಹೇಳಿ ವಿಷ ಕೊಟ್ಬಿಟ್ಟೆ. ಅವಾಗ ಹೇಳಿದ, ಸ್ವಲ್ಪ ಇರು, ಯಾತಕ್ಕೆ ಬರೆದಿದ್ದಾನೆ ಅಂತ ಕೇಳಿದ. ಆ ಕಾರಣ ಏನು ಅಂತ ಕೇಳಿದ್ರೆ, ಚಿಕ್ಕ ಅವರ ವಿರುದ್ಧ ಕೊಂಡಿದ್ದ ಪರೀಕ್ಷೆಯಲ್ಲಿ ಫೇಲು. ಇನ್ನೊಂದು ಯಾವುದೋ ಕೋರ್ಸ್ ಮಾಡ್ತಿದ್ರೆ ಬರದ, ಅದು ಮಣ್ಣು ತಿನ್ನುವಂತ ಬರದ, ವಿಷ ತಿನ್ನುವಂತ ಬರದ. ಅದಕ್ಕೆ ಅರ್ಥ ಮಾಡಿಕೊಂಡು ವಿಷ ತಿನ್ನುವಂತ ಅರ್ಥ ಅಲ್ಲ ಇದಕ್ಕೆ, ಅದನ್ನ ಮಾಡಲಿಕ್ಕೆ ಹೋಗಬೇಡ ಅಂತ ಅರ್ಥ. ಹಾಳುಬಾವಿಯಲ್ಲಿ ಬೀಳೋದು ಎಷ್ಟೋ ಸರ್, ಹಾಳುಬಾವಿ ಬಿದ್ದುಬಿಡದ ಹೋಗಿ, ಹಾಳುಬಾವಿ ಇದೆ, ನೀ ಹಾಳುಬಾವಿಯಲ್ಲಿ ಬೀಳೋದು ಒಂದೇ, ಈ ಕೆಲಸ ಮಾಡೋದು ಒಂದೇ ಅಂದೇ ಅರ್ಥ. ಈ ಅರ್ಥ ಯಾವಾಗ ಆಗಿದ್ದು, ಯಾರು ಬರೆದರಲ್ಲಿ ಇದ್ದು, ತಂದೆ. ಯಾರಿಗೆ ಬರೆದಿದ್ದಾನೆ, ಮಗನಿಗೆ. ಯಾವ ಬರೆದಿದ್ದಾನೆ, ಈಗ ಪ್ರಸಂಗ ಬಂದಾಗ. ಸೊ ಯಾರು ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು, ಹೌ ದಿ ಜನರಲ್ ಸ್ಟಾರ್ಟೆಡ್, ಹೌ ಇಟ್ ಎಂಡ್, ಎಲ್ಲ ತಗೊಂಡ ಅರ್ಥ ಏನು ಗೊತ್ತಾಯಿತು, ನಿಶ್ಚಿತಾರ್ಥ ಮೀನಿಂಗ್ ಅಂತ. ಇದು ಸಮನ್ವಯ ಅಂತ ಕರೀತಾರೆ. ಅರ್ಥ ಆಯ್ತಾ? ಸುಮ್ಮ ಸುಮ್ಮನೆ ವಾಕ್ಯ ಅರ್ಥ ಮಾಡ್ಕೋಬಾರ್ದು, ಈ ರೀತಿ ಅರ್ಥ ಮಾಡ್ಕೋಬಿಡ್ತು. ಈಗೋ ರುದ್ರರ ಬಿಂದಿ ಆಯ್ತೆ ಬಂತೋದು ಅಲ್ಲೋ, ನೋ ಪ್ರಾಬ್ಲಮ್. ಆ ರುದ್ರ ಅಂತ ಬಂದಿದೆಯಲ್ಲ, ರುದ್ರ ಅಂದ್ರೆ ಏನರ್ಥ? ರುದ್ರೋ ಬಹುಶಃ ವಿಷ್ಣು, ವಿಷ್ಣು ಅಂತಾನೆ ಅದಕ್ಕೆ ಅರ್ಥ. ಹಿರಣ್ಯ ಗರ್ಭ ಸಮವರ್ಥ ತಾಕ್ರೆ, ಹಿರಣ್ಯ ಗರ್ಭೋ ಗರ್ಭೋ ಮಾಧವೋ ಸೂದನ, ಹಿರಣ್ಯ ಗರ್ಭ ಅಂದ್ರೆ ವಿಷ್ಣು ಅಂತಾನೆ ಅರ್ಥ. ಕಾಲ ಆಸಿ ಕಾಲಹ ವಿಷ್ಣುಶಾಸ್ತ್ರ ಅಂದ್ರೆ ಬಂದಿದೆ. ಆದ್ದರಿಂದ ಎಲ್ಲವೂ ಯಾರು ಹೇಳಿದವು, ವಿಷ್ಣುವಿನ ಹೆಸರು. ಕನ್ಫ್ಯೂಷನ್ ಇಲ್ವಲ್ಲ, ಅರ್ಥ ಆಯ್ತಾ? ಈಗ ಸತ್ತಂತ ಬಂದ್ರೆ ವಿಷ್ಣುವೇ, ಅಸತ್ತಂತ ಬಂದ್ರೆ ವಿಷ್ಣುವೇ, ಇದು ಗೊತ್ತಿಲ್ಲದಾಗ ಏನು ಮಾಡ್ಕೊಂಡ್ಬಿಟ್ಟಿದ್ರು, ಕನ್ಫ್ಯೂಷನ್ ಆಗಿದೆ. ಆದ್ದರಿಂದ ಸಮನ್ವಯ ಮಾಡಿಕೊಂಡ್ರೆ ವಿರೋಧ ಬರೋದಿಲ್ಲ. ಅರ್ಥ ಆಯ್ತಾ? ಸಮನ್ವಯ ಮಾಡ್ಕೊಂಡ್ರೆ ವಿರೋಧ ಬರೋದಿಲ್ಲ. ಸಮನ್ವಯ ಮಾಡಿಕೊಂಡ್ರೆ ವಿರೋಧ ಬರುತ್ತೆ. ಸಮನ್ವಯ ಮಾಡ್ಕೊಳ್ಬೇಕಂದ್ರೆ ಮುಂದಿನ ಕೆಲಸ. ಅದಕ್ಕೆ ಏನು ಅಧ್ಯಾಯ ಅಂತಿದ್ರೆ, ಇದಕ್ಕೆ ಸಮನ್ವಯ ಅಧ್ಯಾಯ ಅಂತಾನೆ. ಮೊದಲ ಅಧ್ಯಾಯ ಪೂರ್ತಿ ಸಮನ್ವಯ ಅಧ್ಯಾಯ. ಬರೀ ಹೇಳೋದಲ್ಲ, ಮಾಡಿ ತೋರಿಸ್ತಾರೆ ಹೇಗೆ ಮಾಡಬೇಕು ಅಂತ ಅಪ್ಲೈ ಮಾಡ್ಕೊಬೇಕು. ಅನ್ವಯ ಉತ್ಪತ್ತಿಯಾದಿ ಲಿಂಗಂ, ಅನ್ವಯ ಅಂದರೆ ಉತ್ಪತ್ತಿಯಾದಿ ಲಿಂಗಗಳನ್ನು ಅಪ್ಲೈ ಮಾಡೋದು ಅಂತ ಅರ್ಥ. ಉತ್ತಂಚ ಬೃಹತ್ಸಂಹಿತಾಯ ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಸವಾರೂಪತ್ತೀಯ ತಾತ್ಪರ್ಯ ನಿರ್ಣಯೇ. ಇಂಪಾರ್ಟೆಂಟ್ ವಾಕ್ಯ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಭ್ಯಾಸ ರಿಪಿಟೇಷನ್, ಅಪೂರ್ವತ ಹೊಸ ವಿಷಯ, ಫಲಂ ಅದು ಫಲ ಏನು ಅಂತ ಹೇಳಿ ಅರ್ಥವಾದ ಉಪಪತ್ತಿ ವಿಷ್ಣು ಕೂಡ ಏನೋ ಲಿಂಗಮ ತಾತ್ಪರ್ಯ ನಿರ್ಣಯ. ಯಾವುದಾದ್ರೂ ವಾಕ್ಯದ ತಾತ್ಪರ್ಯ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ಗೊತ್ತಿರಬೇಕು. ಬೇರೆ ಹಾಗೆ ವ್ಯಾಲ್ಯೂ ಮಾಡಬೇಕು. ಇಂಟ್ರಡಕ್ಷನ್ ಏನು, ಕನ್ಕ್ಲೂಷನ್ ಏನು, ಗೊತ್ತಾಯ್ತು ಅವನು ಏನು ಅಚೀವ್ಮೆಂಟ್ ಮಾಡಿದ್ದ ಎಲ್ಲ ನೋಡ್ತಾರೆ. ನ್ಯೂ ಪಾಯಿಂಟ್ಸ್ ಏನು, ಈ ಥರ ನೋಡಿ ಅದು ಅವಾರ್ಡ್ ಮಾಡ್ತಾರೆ. ಅದೇ ರೀತಿಯೇ ಯಾವಾಗಲೂ ಕೂಡ ಸಮನ್ವಯ ಮಾಡಿಕೊಂಡು ಮಾತಾಡಬೇಕೆ ಹೊರತು ಸುಮ್ಮನೆ ಮಾತಾಡೋದು ಹೋಗಬಾರ್ದು. ಉಪಕ್ರಮಾದಿ ತಾತ್ಪರ್ಯ ಲಿಂಗೈ ಸಮ್ಯಕ್ ನಿರೂಪ್ಯಮಾಣೇ ತದೇವ ಶಾಸ್ತ್ರಗಮ್ಯಂ. ಈ ರೀತಿಯಾದ ಉಪಕ್ರಮಾದಿ ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಅಂತ ಹೇಳಿದ್ರು. ತಾತ್ಪರ್ಯ ನಿರ್ಣಾಯಕ ಲಿಂಗಗಳು ಇವುಗಳನ್ನು ಸರಿಯಾಗಿ ಅಪ್ಲೈ ಮಾಡ್ಕೊಂಡು ಓದಿದರೆ ಎಲ್ಲಿ ಓದಿದರೂ ಕೂಡ ಏನಂತ ಅರ್ಥ ಆಗುತ್ತೆ, ಹರಿದೇವ ಬರಹ ಹರಿದೇವರು, ಬೇರೆ ಅರ್ಥ ಆಗದೆ. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ನಿಮಗೆ ಅಡಿಗೆ ಸಾವಿರ ಬಳಸಿರ್ಬೋದು, ಒಂದು ಕಾಮನ್ ಫ್ಯಾಕ್ಟ್ರ್ ಏನಂತೆ, ತಿನ್ನಕ್ಕೆ ಬರುತ್ತೆ ಅವತ್ತಾನೆ. ಅಡಿಗೆ ಬಳಸಿದ್ದಾರೆ ಮೇಲೆ ಏನರ್ಥ, ತಿನ್ನಕ್ಕೆ ಬರುತ್ತೆ ಅಂತ ಅರ್ಥ. ಅವೆಲ್ಲ ಬಳಸಿದ್ರು ಪರೇ ಹೇಳಿದರು, ಫಾರ್ ಇವರ್ ಇನ್ಫಾರ್ಮೇಷನ್, ಇಟ್ಸ್ ನಾಟ್ ಫಾರ್ ಈಟಿಂಗ್ ಅಂತೇಳಿ ನಾನು ಏನಂತಾರೆ, ಯಾಕಂದ್ರೆ ಅವ್ರು ನಾಯಿ ಮೇಲೆ ಹೋಗಿರ್ತಾರೆ. ಮತ್ತೆ ಯಾತಕ್ಕೆ ಹಾಕಿದೆ ಅಂತ ಕೇಳಿದ್ರು. ಅದೇನೇ ಇರ್ಬೋದು, ಮಿನಿಮಮ್ ಕಾಲಕ್ಕೆ ಇನ್ನೇನು ಇರಬೇಕು, ಅದಕ್ಕೆ ತಿನ್ನಕ್ಕೆ ಬರುತ್ತೆ. ಬಳಸಿದ್ದೆಲ್ಲ ತಿನ್ನಕ್ಕೆ ಹೇಗೆ ಬರಬೇಕು, ವೇದಾದಿ ಶಾಸ್ತ್ರಗಳು ಏನು ಹೇಳ್ಬೇಕಂದ್ರೆ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಲೇಬೇಕು. ಇಂಥ ಅವ್ರು ಏನಲ್ಲ, ಶಾಸ್ತ್ರ ವೇಸ್ಟ್ ಇದ್ದಾಗ ಇದು ಅರ್ಥ ಮಾಡಿಕೊಟ್ರೆ ಬಾಕಿದ ಇಂಪ್ಯಾಕ್ಟ್ ಏನು ಗೊತ್ತಾಗ. ಮಾಂ ವಿಧತ್ತೆಯ ವೇದತ್ತೆ ಮಾಂ ಸತ್ಯೋ ಅಪೋಷ್ಯ ಇತ್ಯಹಂ ಹೃದಯ ಸಾಕ್ಷಾತ್ ಮೆದ್ವೇದ ಕಶ್ಯನ ಭಾಗವತೇ. ಭಾಗವತ ಪುರಾಣದಲ್ಲಿ ಉದ್ಧವನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ಸುಮ್ಮನೆ ವಾಕ್ಯ ಓದಬಾರ್ದು, ಅದನ್ನೇ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಅರ್ಥ ಮಾಡಿಕೊಂಡ್ರೆ, ಸಮನ್ವಯ ಮಾಡಿಕೊಂಡ್ರೆ ಎಲ್ಲೂ ಕೂಡ ಅಸಾತು ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಅಸಾತು ವಿಷ್ಣು ಜಿಜ್ಞಾಸ ಅಂತ ಆಗುತ್ತೆ. ವಿಷ್ಣು ಸರ್ವೋತ್ತಮಂತನೇ ಆಗುತ್ತೆ. ಆದ್ದರಿಂದ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಘಟ್ಟ ಇದು ಸಮನ್ವಯಾಧಿಕಾರಣ. ಒಂದು ಘಟ್ಟಕ್ಕೆ ಬಂದಾಗ ಕೊಟ್ಟು ಏನು ಜಾಬ್ದಾರಿ ಮಾಡಬೇಕಲ್ಲ ಕೂಡ. ಮೊದಲನೇದಾಗಿ ಏನು ಶುರು ಮಾಡಿದರು, ಇದಕ್ಕೆ ನಾಲ್ಕು ಸೂತ್ರಕ್ಕೆ ಏನಂತ ಕರೀತಾರೆ ಗೊತ್ತೇನು, ಇದಕ್ಕೆ ಚತುಸ್ತೂತ್ರಿ ಅಂತ ಹೇಳಿದ್ರು. ಒಂದು ಯೂನಿಟ್ ಚತುಸ್ತೂತ್ರಿ ಇದು ಓದಿಬಿಟ್ರೇ ಒಂದು ವಿಷಯ ಐಡಿಯಾ ಬಂದಾಗ ಲೆಕ್ಕ ಇದೆ. ಇಷ್ಟಕ್ಕೂ ಕೂಡ ಭಾಳ ಮಹತ್ವ ಇದೆ. ಮೊದಲನೇದು ಏನಂತ ಹೇಳಿದರು, ಅರ್ಹತೆ ಬಂದ ಮೇಲೆ ವಿಷ್ಣು ಸರ್ವೋತ್ತಮನಾದ್ದರಿಂದ ಅನುಗ್ರಹದಿಂದಲೇ ಮೋಕ್ಷ ಆಗೋದ್ರಿಂದ ಬ್ರಹ್ಮಜಿಜ್ಞಾಸೆಯನ್ನು ಎಲ್ಲರೂ ಮಾಡಲೇಬೇಕು ಅನ್ನೋದು ಮೊದಲನೇ ಸೂತ್ರ. ಬೇರೆ ಯಾವುದರಿಂದನೂ ಮೋಕ್ಷ ಸಿಗೋದಿಲ್ಲ. ಸರ್ವೋತ್ತಮನಾದ ವಿಷ್ಣುವಿನ ಜಿಜ್ಞಾಸೆಯಿಂದಲೇ ಮೋಕ್ಷ. ಮತ್ತು ವಿಷ್ಣುವಿನ ಬಗ್ಗೆ ಕರ್ಮಾದಿಗಳನ್ನು ಮಾಡಿದರೆ ಒಲಿಯೋದಿಲ್ಲ, ಜ್ಞಾನದಿಂದ ಮಾತ್ರ ಒಲಿಯುತ್ತಾನೆ. ಆದ್ದರಿಂದ ಅವನ ಜಿಜ್ಞಾಸೆಯೇ ಮಾಡಬೇಕು ಅಂತ ಹೇಳಿ. ಎರಡನೇ ಸೂತ್ರದೊಳಗೆ ವಿಷ್ಣು ಯಾರು ಅಂತ ಕೇಳಿದರೆ ಜಗಜ್ಜನ್ಮಾಧಿಕರ್ತ ಅಂತ ಹೇಳಿ. ಮೂರನೇ ಸೂತ್ರದಲ್ಲಿ ವಿಷ್ಣು ಜಗಜ್ಜನ್ಮಾಧಿಕರ್ತ ಅಂತ ಹೇಳೋದಕ್ಕೆ ಏನು ಆಧಾರ ಅಂದರೆ ಶಾಸ್ತ್ರ ವಿವರಿಸುವಂತ ಹೇಳಿ. ಶಾಸ್ತ್ರಗಳಲ್ಲಿ ವಿರೋಧ ಬಂದಾಗ ಅರ್ಥ ಮಾಡ್ಕೋಬೇಕು ಅಂದರೆ ತತ್ವ ಸಮನ್ವಯ ಅಂತಂತೇಳಿ ಲಿಂಕ್ ಹೇಗಿದೆ ನೋಡಿ, ಒಂದಕ್ಕೊಂದು ಹೋಗಿಬಿಟ್ರೆ ಕಂಪ್ಲೀಟ್ ಲಿಂಕ್ ಅದು. ಅದಕ್ಕೆ ಸೂತ್ರಗಳು ಅಂತ ಕರೀತಾರೆ. ಇರೋರವತ್ತಾರಕ್ಕೂ ಹೀಗೆ ಇರೋದು, ಟಕ ಟಕ ಮುಂದಕ್ಕೆ ಹೋಗ್ತಿದ್ರೆ ಹಿಂದಿನ ಲಿಂಕ್ ಸಿಗ್ತಾ ಹೋಗುದು. ಕೊನೆಗೆ ಎಂದೇನಂತ ಮಾಡ್ಕೋಬೇಕು, ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ತಥಾಗೋ ಬ್ರಹ್ಮ ಜಿಜ್ಞಾಸ ವಾಪಸ್ ಬರುತ್ತೆ. ಆದ್ರೆ ದೇವ ಜಿಜ್ಞಾಸೆ ಮಾಡಬೇಕು. ಈ ಲಿಂಕ್ ಇಟ್ಕೊಂಡ್ಬಿಟ್ರೆ ಬ್ರಹ್ಮಸೂತ್ರಗಳು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬ್ರಹ್ಮಸೂತ್ರ ಮೊದಲೇ ಹೇಳಿದ್ರೆ ಭಾರಿ ಕಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಭಾಳ ಸುಲಭ ಅರ್ಥ ಮಾಡ್ಕೊಳ್ಳೋದಕ್ಕೂ ಬರುತ್ತೆ. ಇದು ಸುಲಭದ ಕ್ಲಾಸ್ ಆದ್ದರಿಂದ ನಮ್ಮದು ಪ್ರಭಾತ್ಮನನ್ನು ಇಲ್ಲಿ ತಿಳ್ಕೊಳ್ಳೋದು ಬಹಳ ಸುಲಭವಾದ ಮಾರ್ಗ ಇದು ಅಂತ ಹೇಳ್ತಾರೆ. ಈಗ ಗ್ಯಾಪ್ ಸಂಧ್ಯಾವನ್ನ ಮಾಡ್ಕೊಂಡು ಬನ್ನಿ, ಯಾಕಂದರೆ ಅದು ಮಾಡಿದರೆ ಅಧಿಕಾರ ಅಂತ ಹೇಳಿದ್ದಾರೆ. ಅಂತ ಅಂತ ನಮ್ಮ ಜಿಜ್ಞಾಸ ಶಾಸ್ತ್ರ ಓದಿ ಸಂಧ್ಯಾನೆ ಬಿಡಬಾರ್ದು, ಸಂಧ್ಯಾನೆ ಮಾಡಿದ್ರೆ ಶಾಸ್ತ್ರ ಬಿಡಬಾರ್ದು. ಮತ್ತೆ ಎರಡು ಬ್ಯಾಲೆನ್ಸ್ ಮಾಡಬೇಕು. ದಿವಸ ಸಾವಿರ ಮಾಡೋದು, ಇವತ್ತು ಸಾವಿರ ಮಾಡಬೇಡಿ, ಹತ್ತು ಮಾಡ್ಕೊಂಡು ಬಂದರೆ ಸಾಕು. ಇವತ್ತೇ ಸಾವಿರ ಮಾಡೋ ಕೊಟ್ಟು ಬಜೆಟ್ ಪಾಠ ಮುಗಿದೋಗ್ಬಿಡ್ತೀವಿ. ಅರ್ಥ ಎಲ್ಲಿ ಕರ್ಮ ಸಂಕೋಚ ಅಂದ್ರೆ ಅದಕ್ಕೆ ಮಾಡೋದು. ಕರ್ಮ ಸಂಕೋಚ ಅಂದ್ರೆ ಹಾಗೆ ಸಂಧ್ಯಾವನ್ನೇ ಸಹ ಬಿಡ ಇಲ್ಲ, ಜಪ ಕಡಿಮೆ ಮಾಡೋದು. ಸಂಧ್ಯಾವನ್ನ ಬಿಟ್ಬಿಟ್ಟು ಅಧಿಕಾರ ಇಲ್ಲ, ಹೆಚ್ಚು ಜಪ ಮಾಡೋದಕ್ಕೆ ಕೇಳೋಕ್ಕಾಗಲ್ಲ. ಅದಕ್ಕೆ ತದ್ದು ಸಮನ್ವಯ ಮತ್ತೆ ಸಮನ್ವಯ ಮಾಡ್ಕೊಂಡು ಇದು ಬಿಡಾಗಿಲ್ಲ ಮಾಡಾಗಿಲ್ಲ ಅಂದರೆ ಶಾಸ್ತ್ರ ಬಗ್ಗೆ ಎಷ್ಟೊತ್ತೀಗ ಆರಾಗಿದೆ. ಈಗ ಆರೂವರೆ ಬರುತ್ತೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ಪ್ರಿಯತಾ ಮನ